ఎలెక్టివ్
ಅಪರಾಧ ಯಾರು ಮುಖ್ಯ ವ್ಯಕ್ತಿ ಯಾರು ಪರಮಾತ್ಮನೇ
பரமாத்மன ஏவா வியர்த்தகர்த்தகா
ஆனந்தே
ದಂಪತಿ ಇದ್ರೆ ಶ್ರೀಮಂತ, ಸೊ ಲಕ್ಷಾಧೀಶ ಶ್ರೀಮಂತ, ಶುಕೋಟಿ ಅಧಿಕ ಪರಮ ಶ್ರೀಮಂತ, ಲಕ್ಷ್ಮೀಪತಿ ಮಹಾಮಹಾ ಶ್ರೀಮಂತ. ಅದೇ ರೀತಿಯಲ್ಲಿ ಸೂಕ್ಷ್ಮ ಅಂತ ಅವ್ಯರ್ಥ ಗೊತ್ತಾಯ್ತಾ, ಪರಮ ಸೂಕ್ಷ್ಮ ಯಾರು ಮನೋರಗಿ ಯಾರು, ಆದ್ದರಿಂದ ಅವ್ಯರ್ಥ ಪರಸ್ಪರ ಅಂತ ಯಾರು ಉಪಯೋಗಿಸ್ಬೇಕು ಏನು ಉಪಯೋಗಿಸ್ಬೇಕು ಅದನ್ನು ಹೇಳ್ತಾ ಇದ್ದೀನಿ. ಫಲಾಭಿಷೇಕ ಎಂತ ಸೂಕ್ಷ್ಮ ಪರಮಂ ವೇದಿತವ್ಯ, ಪರಮಾತ್ಮ ಅತ್ಯಂತ ಸೂಕ್ಷ್ಮ ಅತ್ಯಂತ ಶ್ರೇಷ್ಠ, ವೇದಿತವ್ಯ ವಿಜ್ಞಾಸ್ಯ ನಿತ್ಯ ಪದ ವೈಷ್ಣವಕ್ಕೆ ಆಭಾರ ಪದಮದ ಸ್ವರೂಪ ವೈಷ್ಣವ ವಿಷ್ಣುವಿನ ಸ್ವರೂಪವನ್ನು ಸೂಕ್ಷ್ಮ ಪರಮ ವೈಷ್ಣವ ಅಂತ ವೇದಗಳು ಹೇಳ್ತಾ ಇದೆ. ಎತ್ತ ಲೋಕಾನ ವಿಧ ಲೋಕದ ಪರಮಾರ್ಥ ಲೋಕಗಳಿಗೆ ಸಾರಾಂಗ ಪರಮಾರ್ಥ ಕಥೋಪೇತ ಎತ್ತ ಲೋಕ ಅದು ಎಂಥ ಲೋಕಾಂತ ಜ್ಞಾನಿಗಳು ಎಂಥ ಜ್ಞಾನಿಗಳು ಪರಮಾರ್ಥನ ಸೂಚಿಸಿದಕ್ಕೆ ಸಾಧ್ಯವೇ ಇಲ್ಲ. ವಿಂದೇತ ಕವಯೋ ಯೋಗಹಿತ ಯೋಗಹಿತರಾದಂಥ ಕವಯ ಜ್ಞಾನಿಗಳು ಪರಮಾರ್ಥದ ಸಿಗುತ್ತಾರೆ, ಉದ್ಯೋಗ ಸಂಭವನೇ ಇಲ್ಲ. ಈ ವೈರಸ್ ಮೊದಲಾದವುಗಳನ್ನು ಸೈತಿಕ ವಿಸರ್ಜನೆ ನೋಡಬೇಕು ಅಂತ ಬರೀ ಖಂಡಿತ ಗೊತ್ತಾಯ್ತಾ. ಅದೇ ರೀತಿಯೇ ಪರಮಾತ್ಮ ಯೋಗನಿಷ್ಠರಾದ ಜ್ಞಾನಗಳು ಕಾಣ್ತಾರೆ, ಉದಯ ಕಾಲವಿಲ್ಲ ಅಂದಮೇಲೆ ಪರಮಾತ್ಮ ಸೂಕ್ಷ್ಮ ಅಂತ ಗೊತ್ತಾಯ್ತು. ಇದೀಗ ವಿಫಲಾದ ಕಾಕಾರ ಆದ್ದರಿಂದ ಸೂಕ್ಷ್ಮತ್ವ ಅಂತಕ್ಕಂತಹ ಅವ್ಯಕ್ತಕ್ಕಂಥ ಪ್ರವೃತ್ತಿ ನಿಮಿತ್ತ ಅಂತಕ್ಕಂಥ ಕಾರಣ ಸಾಕ್ಷಾತ್ ಭಗವಂತನಲ್ಲಿ ಅತ್ಯಂತ ಮುಖ್ಯವಾಗಿರೋದ್ರಿಂದ ಅವ್ಯಕ್ತಕ್ಕಂಥವಾಗಿರೋದನ್ನು ನಾರಾಯಣನೇ ಆಗಿದ್ದಾನೆ. ಆದ್ದರಿಂದ ಅವ್ಯಕ್ತ ಅನ್ನೋ ಪದ ಪರಮಾತ್ಮ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ದೇವರನ್ನೇ ಹೇಳ್ತಾರೆ. ಅನ್ಯತ್ರೈವ ಪ್ರಸಿದ್ಧ ಅವ್ಯಕ್ತಕ್ಕಂಥ ಎಲ್ಲಿ ರೂಢಿಯಲ್ಲಿ ಬಂದಿತ್ತು ಬೇರೆ ಕಡೆ, ಅದೆಲ್ಲ ಅಭಿಪ್ರಾಯ ಇರ್ತದೆ ದೇವರ ಕಡೆ ಬಂದರು. ಮುಖ್ಯೇಜ
ವಿದ್ಯಮಾನೇ
ಆ ಮುಖ್ಯಂ ಯುಕ್ತಂ, ಮುಖ್ಯವಾಗಿರ್ತಕ್ಕಂಥ ಒಂದು ವಸ್ತು ವಾಚ್ಯವಾದ ವಸ್ತು ಇರಬೇಕಾದ್ರೆ ಅದನ್ನು ಬಿಟ್ಟು ಬಿಟ್ಟು ಅಮುಖ್ಯವಾದ ಕಲ್ಪನೆ ಮಾಡಬಾರದು. ಅವ್ಯಕ್ತಕ್ಕೆ ಪರ ಮುಖ್ಯ ವೃತ್ತಿಯಿಂದ ವಚನ ಆದರೆ ನಾರಾಯಣ, ಆಮೇಲೆ ವಾಚ್ಯವಾದದ್ದು ಅವ್ಯಕ್ತ ತತ್ವ. ಈ ಮುಖ್ಯವೃತ್ತಿ ಎಲ್ಲಿ ತಗೊಂಡ್ರೆ ಮತ್ತೆ ಏನಿಲ್ಲ, ಈ ಸಾಲು ಬಂದಿಲ್ಲ ಜಗತ್ತಿ ಬಂದು ಜೀವಾಟ ಗೌರವಗಳು ಸ್ವಾಮಿ ಬಂದಾಗ ಜೀವಾಟ ಮಾಡಿದ್ರೆ ನಾನು ಸಾಲು ಬಗ್ಗೆ ಅದಲ್ಲ ಸಾಲು ಬರದೇ ಹೋಗಿದೆ ಬಂದ ತಕ್ಷಣ ಏನಾಯ್ತು ಜಟವಟಿಕೆ ಅವರಿಗೆ ಹೇಳಿ ಅವ್ಯಕ್ತ ತತ್ವ. ದೇವರಲ್ಲಿ ಕಾಣದೇ ಹೋದ ಅವ್ಯಕ್ತ ತತ್ವ, ದೇವರಲ್ಲಿ ಕಂಡ ಮುಖ್ಯ ಅವ್ಯಕ್ತನೇ ಪರಮಾತ್ಮ ಯಾವತ್ತು ಬೇರೆ ಅಲ್ಲ. ಅದಕ್ಕೆ ಮುಖ್ಯ ಪದಾರ್ಥ ಇದ್ದ ಕಾಲಕ್ಕೆ ಅಮುಖ್ಯ ಪದಾರ್ಥ ತಗೊಳ್ಬಾರ್ದು, ನಾಚವನ್ನು ಮಾಡಬೇಕಾಗಿದೆ. ಶೋಧಾಚರಣೆ ಮಾಡ್ತೇವೆ ಯಾವಾಗ ನೀರಿಂದ ಅರ್ಥಾತ್ ನೀರಿದ್ದಾಗ ಮಾಡಿದ್ರೆ ನಾಚಾರ. ಸೊ ಮುಖ್ಯವಾದ ಜಲ ಇರಬೇಕಾದ್ರೆ ನಾವು ಮುಖ್ಯಾಚರಣೆ ಮಾಡಬೇಕಾದ್ರೆ ಶೋತ್ರಾಚರಣೆ ಮಾಡಬಾರ್ದು. ಆ ನೀರಿಂದ ಹೊರಕಾಲ ಕರ್ಮ ಮಾಡಬೇಕು. ಮುಖ್ಯವಾದ ಮತ್ತು ಅವ್ಯಕ್ತ ಭಗವಂತನ ಇರಬೇಕಾದ್ರೆ ಅರ್ಥ ನೀರು ಸಪ್ಲೈ ಮಾಡಿದ್ರೆ ತಪ್ಪು ಅಂತ ಅರ್ಥ. ಓಂ ಸದಧೀರತ್ವಾ ಹೇಳ್ತಾರೆ ಮತ್ತೆ ಅದಕ್ಕೆ ಕಾರಣ ಜನರು ಹೇಳ್ತಾರೆ ಸದಧೀರತ್ವಾಚ್ಯ ಎರಡನೇ ಕಾರಣ ಸೂಕ್ಷ್ಮ ಅಂತಕ್ಕಂಥ ಸೂಕ್ಷ್ಮತ್ವ ಅನ್ನೋ ಪ್ರವೃತ್ತಿ ನಿಮಿತ್ತ ಅವ್ಯಕ್ತ ತತ್ವಕ್ಕಿಂತ ಜಾಸ್ತಿಯಾಗಿ ಭಗವಂತನಿರೋದ್ರಿಂದ ಅವನೇ ಅವ್ಯಕ್ತಕ್ಕಂಥ ವಾಕ್ಯ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಅವ್ಯಕ್ತ ತತ್ವ ಭಗವದ್ ಅಧೀನವಾದ್ದರಿಂದ ಗೊತ್ತಾಯ್ತಾ, ಈ ಶಬ್ದ ಅಧೀನಗೆ ಉಪಯೋಗಿಸ್ತಕ್ಕಂಥ ಶಬ್ದವನ್ನು ಸ್ವಾಮಿಗಳಿಂದ ಹೆಚ್ಚು ಉಪಯೋಗಿಸ್ತಕ್ಕ ಅಧೀನ ಯದಧೀನಂತಾಕ್ಯ ವ್ಯಕ್ತತ್ವಾಧೀನ ಎಲ್ಲ ಪದಾರ್ಥಗಳು ಭಗವದ್ ಅಧೀನವಾದ್ದರಿಂದ ನಿನ್ನೆ ಹೇಳಿದ ಕಾಲೇಜಿಗೆ ಏನೇ ಒಂದು ಕೃಷಿ ನೆನಪಿಸ್ತಂದ್ರೆ ಮತ್ತೆ ಯಾರು ಹೋಗುತ್ತದೋ ಪ್ರಿನ್ಸಿಪಾಲ್ ಆಗ್ಬೋದು, ಮುಂದೆ ಎಲ್ಲರಿಗೂ ಕೊಟ್ಟು ಅವನೇ ಕೊಡ್ತಾರೆ ಹೊತ್ತಿರೋದು. ಅದೇ ಎಲ್ಲ ಜನರು ಮತ್ತೆ ಯಾರನ್ನು ಹೇಳುತ್ತೆ ದೇವರು ಹೇಳುತ್ತೆ. ಹುಡುಗರನ್ನ ಅಧೀನ ಆಗ್ತದೆ, ಹುಡುಗರನ್ನ ಅಧೀನರಾದ್ದರಿಂದ ಅಧೀನರಿಗೆ ಇರ್ತಕ್ಕಂಥ ಎಲ್ಲ ಜನರುಗಳು ಯಾರು ಹೇಳಿ ಮುಖ್ಯವಾಗಿ ಯಾರನ್ನು ಹೇಳುತ್ತೆ ಸ್ವಾಮಿ ಹೇಳ್ತಾರೆ ಸರ್ವಸ್ವಾಮಿ ಯಾರು ಬರಬಾರದು. ಅದೇ ಎಲ್ಲ ತತ್ವಗಳು ಜನರಲ್ಲಿ ಅನ್ಯತ್ರಿವರ್ತಿಸಿದ ಶಬ್ದಗಳೆಲ್ಲ ದೇವರು ಹೇಳುತ್ತೆ ಅನ್ನೋದು ಹೇಳುತ್ತದೆ. ಆದ್ದರಿಂದ ಸತ್ಯೈವ ಅವ್ಯಕ್ತತ್ವ ಪರಾವರತ್ವಾಧಿಕಂ ಅರ್ಥವು ಅವ್ಯಕ್ತತ್ವ ಪರಾವರತ್ವ ಮೊದಲಾದವುಗಳೆಲ್ಲ ದೇವರಿಗೆ ಅರ್ಥವನ್ನಾಗಿ ಕೊಡುತ್ತೆ ಹೊತ್ತು ಉಳಿದವರಿಗೆ ಮುಖ್ಯ ವೃತ್ತಿಯನ್ನೇ ಕೊಡುತ್ತೆ. ಪರಮ ಮುಖ್ಯ ವೃತ್ತಿ, ಮುಖ್ಯ ವೃತ್ತಿ, ಅಮುಖ್ಯ ವೃತ್ತಿ ಅಂತೇಳಿ ಈ ಪವರ್ ಆಫ್ ಪಾಯಿಂಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಪರಮ ಮುಖ್ಯ ವೃತ್ತಿ ಅಂದ್ರೇನೋ ಅತ್ಯಂತ ಮುಖ್ಯವಾದ ಅರ್ಥ, ಮುಖ್ಯ ವೃತ್ತಿ ಅಂದ್ರೇನೋ ಅನಂತರದ ಮುಖ್ಯ ಅರ್ಥ, ಅಗತ್ಯ ವೃತ್ತಿ ಅಂದ್ರೇನೋ ಸೆಕೆಂಡರಿ ವೃತ್ತಿ. ಈ ಥರ ಒಂದೊಂದು ಧರ್ಮ ಆಮೇಲೆ ರಕ್ಷಣಾ ವೃತ್ತಿ, ಗಂಗಾಯಾಮ ಗೋತ್ರ ಗಂಗಾ ತೀರೆ ಗೋತ್ರ ಅಂತ ಮಾಡ್ತೀವಲ್ಲ, ಉಪಚಾರ ವೃತ್ತಿ, ಈಗ ಅನೇಕ ವೃತ್ತಿಗಳು ಚೆಂದ ಒಂದು ವರ್ಡ್ಗೆ ಎಷ್ಟು ಪವರ್ ಇದೆ ಅಂತ ಹೇಳಿದರೆ ಪವರ್ ವೇರಿ ಅರ್ಥ ಹೌದು. ಅತ್ಯಂತ ಮುಖ್ಯ ಅರ್ಥ ಯಾವುದು ಪರಮ ಮುಖ್ಯ ವೃತ್ತಿ. ಪರಮ ಮುಖ್ಯ ವೃತ್ತಿಯಿಂದ ಶಾಸ್ತ್ರದ ಎಲ್ಲ ಶಬ್ದಗಳು ಹೇಳೋದು ಯಾರನ್ನ
ದೇವರಲ್ಲಿ. ಅದಕ್ಕೆ ಜನರಲ್ ಲಾಯರ್ ಇಲ್ಲ ಅರ್ಥ ಮಾಡ್ಕೊಂಡ್ರೆ ತದಧೀನತ್ವ ಅರ್ಥ ಬರುತ್ತೆ. ಯದೀನೋ ಗುಣೋ ಯಸ್ಯ ಸದ್ಗುಣಿ ಸೋಭಿ ದೀಯತೆ. ನಿನ್ನೆ ಶ್ರೀಗಳು ಹೇಳಿದಂತರುಗಳು ಯಾರೂ ಶಬ್ದ ಪ್ರಯೋಗ ಮಾಡಬೇಕಾದ್ರೆ ಅನುರಾಗ್ ಎರಡು ಕಾರಣ ಇದೆ. ಸ್ವಾತಂತ್ರ್ಯ ಸದ್ಗತತ್ವದಿಂದ ಶಬ್ದವೃತ್ತಿಯಲ್ಲಿ ಕಾರಣ ಬಹಳ ಇಂಪಾರ್ಟೆಂಟ್. ಶಬ್ದವನ್ನು ಉಪಯೋಗಿಸ್ಬೇಕಾದ್ರೆ ಒಂದು ಸ್ವಾತಂತ್ರ್ಯ, ಇನ್ನೊಂದು ಆಧೀನ ಸದ್ಗತತ್ವ, ಎರಡು ಅದಕ್ಕೆ ಕಾರಣ. ಅದಕ್ಕೇನೆ ಇವತ್ತು ಅವ್ಯಕ್ತ ತತ್ವಕ್ಕೆ ಅವ್ಯಕ್ತ ತತ್ವ ಇರೋದು ಅವ್ಯಕ್ತ ತತ್ವದಲ್ಲಾದರೂ ಕೂಡ ಅದು ಯಾರ ಅಧೀನ ಅದು ಭಗವದ್ ಅಧೀನ. ಆದ್ದರಿಂದ ಅದು ಅವ್ಯಕ್ತ ತತ್ವ ಅಂತ ಯಾರು ಕಷ್ಟಪಟ್ಟು ದೇವರು ಹೇಳ್ತಾ ಇದೆ. ಅದಕ್ಕೆ ದೃಷ್ಟಾಂತ ಇವತ್ತು ಒಂದು ಗುಣ ಒಂದು ವಸ್ತು ಯಾರಲ್ಲಿರುತ್ತೆ ಅದು ಅವ್ರಿಗೆ ಒಂದು ಹೇಳೋದು ಒಂದಲ್ಲ. ಆದರೆ ಇದ್ರೂ ಕೂಡ ಒಡೆತನ ಇದ್ದವಾಗ ಅವನ್ನಲ್ಲ ದೃಷ್ಟಾಂತಕ್ಕೆ ಯಾಕೆ ಇರುತ್ತೆ. ಅವನಿಂದ ಲಕ್ಷಾಂತರ ರೂಪಾಯಿ ಇದೆ, ಒಂದು ಹತ್ತಾರು ಸಾಲ ಇದೆ, ಲಕ್ಷಾಂತರ ರೂಪಾಯಿ ಇದೆ. ನಾನು ಇಲ್ಲ ಅಂತ ಹೇಳ್ತೇನೆ. ಅದಕ್ಕೆ ಅವನು ದುಡ್ಡಿದೆ, ಬಟ್ ಅವನಲ್ಲಿ ಏನಿಲ್ಲ, ಸ್ವಾತಂತ್ರ್ಯ ಒಡೆತನ ಇದ್ದಾನೆ. ಆದ್ರೆ ನನ್ನ ದುಡ್ಡಲ್ಲ ಅಂತ ಹೇಳ್ತಾನೆ, ನನ್ನ ದುಡ್ಡಲ್ಲ. ಅವತ್ತಿನ ದುಡ್ಡು ಕ್ಯಾಚರಿಗೆ ಸಮಸ್ ಮಾಡ್ತೀವಿ, ಎಲ್ಲರೂ ಕ್ಯಾಚರ್ ಆಗಿರ್ತಾರೆ. ಅವ್ರಿಗೆ ಎಷ್ಟೊಂದು ಕ್ಯಾಚರ್ ಇಷ್ಟಪಡೋದಿಲ್ಲ. ಅದಕ್ಕೆ ದುಡ್ಡಾಗಿ ಬಂದಲ್ಲ ಎಲ್ಲ ಇದನ್ನ ಅರ್ಥ ಮಾಡಿಕೊಂಡ್ರೆ ಕ್ಯಾಚರ್ ದುಡ್ಡಿದ್ರೆ ಅದು ಅವ್ರ ದುಡ್ಡಲ್ಲದೇನೆ ಅವ್ರು ಬ್ಯಾಂಕಿನ ದುಡ್ಡು ಕೊಟ್ಟವ್ರ ದುಡ್ಡು ಹೇಗೋ ಅದೇ ರೀತಿಯಲ್ಲಿ ನಮ್ದು ಯಾವುದು ನಮ್ದಲ್ಲ, ಎಲ್ಲ ನಮ್ಮಲ್ಲಿ ಅಷ್ಟೇನೆ, ಎಲ್ಲ ಯಾರದು ದೇವರು. ಅರ್ಥ ಆಯ್ತಾ? ಮಗ 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 ಮಡದಿ ಪ್ರಾಣೇಂದ್ರಿ ಆತ್ಮಾದಿಗಳು ಜಗದ ಭಗವದ ಧೀರವೆಂದು ಅಡಿಗಡಿಗೆ ನನಗೆ ಇರ್ತೀವಿ. ಕ್ಯಾಶಿಯರಿಗೆ ತನ್ನ ಮುಂದಿರ್ತಕ್ಕಂಥ ಹಣ ತಂದಲ್ಲ ಅಂತ ಹೇಗೆ ಜ್ಞಾನ ಇರುತ್ತೋ ನಮಗೆ ಯಾವುದು ನಮ್ದಲ್ಲ ಅನ್ನೋ ಜ್ಞಾನ ಇದೆ. ಅರ್ಥ ಆಯ್ತಾ? ಯಾವುದು ರಮದಲ್ಲ. ಅಲ್ಲಿ ಇಷ್ಟು ದಿನ ಹಾಕಿಲ್ಲ, ನಮ್ಗೆ ಇದು ದಿನ ಅಂತಾನೆ ನನಗೆ. ಯಾರೋ ಬರ್ತಾನೆ ಸ್ವಲ್ಪ ಸಾಲ ಕೊಡ ಬಂದಲ್ಲ ವಾರ ಅಂತ ಹೇಳ್ತಾರೆ. ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಭಾಳ ಪ್ರಾಬ್ಲಮ್ ಸ್ವಲ್ಪ ಕೊಟ್ಟು ನಾನೇ ಹೋಗ್ತೇನೆ ಅಷ್ಟೇ, ಕೊಡೋಗಿಲ್ಲ. ತಿಳಿತಾ? ಈಗ ಸೆನ್ಸ್ ಅವನಿಗೆ ಹೇಗಿರ್ತದೋ ಆಯ್ತು ಅನುಸಂಧಾನ ನಮಗೆ ಇರ್ತದೆ. ಆಗ ನಮ್ಗೆ ಶಾಸ್ತ್ರ ಅರ್ಥ ಆಗ್ತದೆ. ಇದ್ದಿದ್ರೆ ಇಲ್ಲ ಅಂತ ಹೇಗೆ ಅನ್ಕೊಂಡು ಕತನಲ್ಲ ಅವನಿಗೆ ಆಗ್ತದೆ. ಅರ್ಥ ಆಯ್ತಾ? ಇನ್ನೊಂದು ಸಮಸ್ಯೆ ಅಂದರೆ ಒಬ್ಬ ದೊಡ್ಡ ಗೋಲ್ಡ್ ಎಲ್ಲ ಗಾರ್ಮೆಂಟ್ಸ್ ಇಟ್ಕೊಂಡಿದ್ದಾನೆ, ಟ್ರಂಕಲ್ಲಿ ಪ್ಯಾಕ್ ಮಾಡಿದ್ದಾರೆ, ಭಾರಿ ಇದೆ. ಒಬ್ಬ ಕೂಲಿಗೆ ಹೊರ್ಕೊಂಡು ಹೋಗ್ತಾ ಇದ್ದಾನೆ, ಗೊತ್ತಾಯ್ತಾ? ಬರಿಕೆಲ್ಲ ಹೋಗ್ತಾ ಇದ್ದಾನೆ. ಅರ್ಥ ಆಯ್ತಾ? ಶ್ರೀಮಂತ ಯಾರು ಅಂತ ಪ್ರಶ್ನೆ. ಶ್ರೀಮಂತ ಯಾರು? ಆ ಬ್ರೀಫ್ಗೆ ಹೊತ್ಕೊಂಡವನು ಬರಿಕೆಯಲ್ಲಿ ಹೋಗೋನು, ಬರಿಕೆಯಲ್ಲಿ ಹೋಗೋನು. ಯಾತಕ್ಕೆ? ಅವ್ರ ಹತ್ರ ದುಡ್ಡಿದೆ, ಬಟ್ ಒಡೆತನ ಇರುತ್ತೆ. ಅರ್ಥ ಆಯ್ತಾ? ಈಗ ಆದ್ರಿಂದ ದುಃಖ ನಮ್ಮಲ್ಲಿದೆ, ಆದರೆ ದುಃಖದ ಸ್ವಾಮಿತ್ವ ಯಾರಿಗಿದೆ? ದೇವರಿಗೆ. ಆದರೆ ದುಃಖ ಏನು ಯಾರೋ ದೇವರು. ಧನಂ ಅಶ್ಯಾಸ್ತಿಕಿ ಧನಿ, ದುಃಖಂ ಅಶ್ಯಾಸ್ತಿಕಿ ದುಃಖಿ. ದುಃಖದ ಸ್ವಾಮಿತ್ವ ರೂಪವಾದ ದುಃಖಿಂತ ದೇವರಿಗಿದೆ, ದುಃಖ ಅನುಭವ ರೂಪವಾದ ದುಃಖಿಂತ ನಮಗಿದೆ. ಅರ್ಥ ಆಯ್ತಾ? ದುಃಖ ಅನುಭವಗಳು ಯಾರು? ನಾವು. ಹಣ ಹೊತ್ತವನು ಅವನು, ಓನರು. ದುಃಖ ನಮಗಿದೆ, ದುಃಖ ಸಾವಿತ್ವ ದೇವರಿಗಿದೆ. ನಾವು ಈ ರೀತಿ ಅನ್ಕೊಳ್ಳಕ್ಕೆ ಕೊಟ್ಟರೆ ದುಃಖ ಸಾವಿತ್ವ ನಮಗಿದೆ ಅನ್ಕೊಂಬಿಟ್ಟು ಏನಾಗುತ್ತಾಗ? ದುಃಖ ಸಾವಿತ್ವ ನಮಗಿದೆ ಯಾಕೆ ಅನ್ಕೋಬಾರ್ದು? ಅದಿದ್ದರೆ ದುಃಖ ಹೊರದ ಓದುತ್ತಾ ಇದ್ದೀವಿ ನಾವು. ದುಃಖದ ಒಡೆತನ ನಮ್ಮಲ್ಲಿದ್ದರೆ ದುಃಖ ತೋರಿಸಿದ್ರೆ ಘಟ ಹೊರಬಿಡ್ತಾ ಇದೆ, ದುಃಖ ಹೋಗ್ತಾ ಇಲ್ಲ ನಮ್ಮಿಂದ. ಅದೇ ದುಃಖ ನಮ್ಮಲ್ಲಿದೆ. ಈಗ ಜೈಲಿಗೆ ಬೇಡಿ ಇದ್ದಾರೆ, ಜೈ ದುಃಖ ಅನುಭವಿಸ್ತಾ ಅವನು, ಒಡೆತನದ ರಾಜನಿಗೆ ಗೊತ್ತಾಯ್ತಾ? ಬಿಡವರಿಗೂ ಬಿಡಾಗಿ. ಆದ್ದರಿಂದ ನಮಗೆ ಇದನ್ನು ಯಾರು ಯಾವ ಕೈರಾಜನೇ ಹೇಳಿರಲಿಲ್ಲ, ಯಾವ ಹೆಂಗೆ ತಿಟ್ಟಲು ಬಂದಿರಲಿಲ್ಲ, ಆಚಾರ ಹೇಳಿದಾಗ ಗೊತ್ತಾಗ್ತಾ ಇದೆ. ಶಬ್ದವು ಪ್ರಯೋಗಿಸಬೇಕಾದ್ರೆ ಅತ್ಯಂತ ಮುಖ್ಯ ಕಾರಣಗಳು ಎರಡು, ಸ್ವಾತಂತ್ರ್ಯ ಮತ್ತು ಸದ್ಗತತ್ವ. ಇಲ್ಲಿ ಸ್ವಾತಂತ್ರ್ಯ ಭಗವಂತನಿಗಿರೋದ್ರಿಂದ ಅವ್ಯಕ್ತ ತತ್ವ ಮೊದಲಾದ ಯಾವುದೇ ತತ್ವದ ಹೆಸರು ಮುಖ್ಯ ಯಾರನ್ನು ಹೇಳುತ್ತೆ? ದೇವರನ್ನು ಹೇಳ್ತಾ ಇದೆ. ಯದ ಹೀರೋ ಗುಣೋ ಯಸ್ಯ ಸದ್ಗುಣಿ ಸೋಹಿನೀಯತೆ. ಯಾವ ಗುಣ ಯಾವನಿಗೆ ಅಧೀನವಾಗಿದೆಯೋ ಅವನನ್ನು ಗುಣವಂತ ಅಂತ ಕರೀತಾರೆ. ಯಥಾ ಜೀವ ಪರಾತ್ಮೇತಿ. ಆದ್ದರಿಂದ ಜೀವನನ್ನು ಪರಮಾತ್ಮ ಅಂತ ಯಾತಕ್ಕೆ ಕರೀತಾರೆ, ತತ್ವಪತಿ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಭಗವದ್ ಅಧೀನ ಅಂತ ಅರ್ಥ. ಅರ್ಥ ಆಯ್ತಾ? ಭಗವದ್ ಅಧೀನ ಅಂತ ಕರೀತಾರೆ, ಅವರು ಬೇರೆ ಅಲ್ಲ. ಯಥಾ ರಾಜ ಜಯಿತ್ಯವಿ ಕಾಂತೆ. ಇಂಡಿಯಾ ವಿನ್ ಅನ್ನಿಸ್ತ, ಇಂಡಿಯಾ ವಿನ್ಸ್ತೇ ಮ್ಯಾಚ್ ಅಂದ್ರೆ ಏನರ್ಥ? ಇಂಡಿಯಾ 11 ಜನ ಗೆದ್ದಿರೋದಷ್ಟೇ, ಇಂಡಿಯಾ ಅಲ್ಲ. ಆದರೆ 11 ಜನ ಯಾರವರು? ಇಂಡಿಯಾಗೆ ಪ್ರೆಸೆಂಟ್ ರೆಪ್ರೆಸೆಂಟೇಟಿವ್ಸ್ ಆದ್ರಿಂದ ಅವ್ರು ಗೆದ್ರೆ ಯಾರು ಗೆದ್ದಾಗಿರತ್ತ? ಅವ್ರು ಸೋತು ಇಂಡಿಯಾ ಸೋತು ಬಂದೆ. ಸೋತು 11 ಜನ, ಇದಿರೋದು 100 ಕೋಟಿ ಮೇಲೆ ಜನ ಸೇರಿದ್ದಾರೆ ಸೋತು. ಅರ್ಥ ಮಾಡಿಕೊಂಡ್ರೆ ಲೋಕದ ನಡೀತಿರೋದೇ ಹಾಗೆ. ಅವ್ರು ಗೆದ್ರು ಕೂಡ ಅವ್ರು ಬಡತ ಕಳಿಸಿದ್ದು ಯಾರು? ದೇಶ, ದೇಶದ ಅಧೀನ. ಆದ್ರಿಂದಾಗಿನೇ ಜೈದ ಕ್ರೆಡಿಟ್ ಯಾರಿಗೆ? ಕ್ಯಾಪ್ಟನ್ಗಿಲ್ಲ, ಯಾರಿಗೂ ಇಲ್ಲ, ದೇಶಕ್ಕೆ ಕ್ರೆಡಿಟ್. ಅದೇ ರೀತಿಯಲ್ಲಿ ಸೋತ್ರೆ ಎತ್ತರ ಇದೆ, ಒಡೆತನ ಇರುವುದರಿಂದ ಯಥಾ ರಾಜ ದೈಹಿಕ್ಯತಿ. ಹಿಂದಿನ ರಾಜರು ಕನಿಷ್ಠಪಟ್ಟ ಯುದ್ಧದಲ್ಲಿ ತಾವು ಯುದ್ಧ ಮಾಡ್ತಿದ್ರು ಪಾಪ. ಇವತ್ತಿನ ಯಾವಂತ ಯುದ್ಧ ಮಾಡಕ್ ಬರೋದಿಲ್ಲ, ಎಲ್ಲ ಎದುರು ಕೂಡ ಬರಲಕ್ಕೆ ಹೋದ್ರೆ ಹೇಳಕ್ ಬರಲ್ಲ ಅರ್ಧವ್ರು ಹೇಳಕ್ಕೆ ಅಂತ ಡಿಪೆಂಡೆಂಟ್. ಯುದ್ಧ ಗೆದ್ರೆ ಇವ್ರಿಗೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರ ಅಜೀವ ಕಳಿಸಿರೋದ್ರಿಂದ ಅಷ್ಟೇ, ಹಿಂದಿನ ರಾಜ್ಯದ ಒಂದು ಯೋಗ್ಯತೆ ಇದ್ದಿದ್ದ ಆ ದೃಷ್ಟಿಯಿಂದ ಅವ್ರು ಸ್ವತಃ ಯಾವ ಸೈನಿಕರಿಂದ ಅದರ ಪವರ್ಫುಲ್ ಆಗಿರ್ತಿತ್ತು, ಎಲ್ಲ ಸೈನಿಕರನ್ನು ಮೀರಿಸಿ ಅವ್ರ ರಾಜನಾಗಿರ್ತಿತ್ತು. ಪವರ್ ಇರ್ತಿತ್ತು, ಸ್ಟ್ರೆಂತ್ ಇರ್ತಿತ್ತು. ಈ ನಮ್ಮ ಮಿನಿಸ್ಟ್ರಿ ಕಾಂಗ್ರೆಸ್ ಬಂದ ಮೇಲೆ ಫಿಸಿಕಲ್ ಸ್ಟ್ರೆಂತ್ ಅಂತ ಬಂದು ಜೀರೋ ಆಲ್ಮೋಸ್ಟ್, ಇದ್ರ ಸರಿ ಹೋದ್ರೂ ಸರಿ. ಆದರೆ ಅದು ಬೇರೆ ಸ್ಟ್ರೆಂತ್ ಇರಬೇಕಾಗಿತ್ತು. ಹಿಂದಿನ ರಾಜ್ಯ ಆಲ್ರೌಂಡರ್ಸ್ ಆಗಿರ್ತಿತ್ತು, ತತ್ವಜ್ಞಾನ ಎಲ್ಲ ಗೊತ್ತಿರ್ತಿತ್ತು. ಆದ್ದರಿಂದ ಅವ್ರಿಗೆ ಅಷ್ಟು ಸಾಮರ್ಥ್ಯ ಅವ್ರನ್ನ ನೆನೆಸ್ತೇನೆ. ಅವರು ಒಂದ ಆಧಾರವಿಟ್ಟು ಅಂಬರಿ ಹೆಸರಾಗರು ಅಂತ ಹೇಳ್ತೇವೆ. ಅದಕ್ಕೆ ಹೆಸರಾದ ಹೇಳ್ತೇವೆ ನಾವು, ಅದಕ್ಕೆ ತಪ್ಪಿದ ಹೆಸರು ಬೈದಿರ್ತಾರೆ ಹಾಳಾಗಿ. ಅದೇ ಇದರಿಂದ ಸ್ವಾಮಿತ್ವ, ಸ್ವಾಮಿತ್ವ ಇದ್ರೆ ಆ ಗುಣವಾಗಿದೆ ಅಂತ ಅರ್ಥ. ಸೊ ಅವ್ಯಕ್ತ ರೂಪವಾದ ಅವ್ಯಕ್ತ ತತ್ವದಲ್ಲಿ ಅವ್ಯಕ್ತತ್ವ ಅನ್ನೋ ಗುಣ ಏನಿದೆ ಅದು ಭಗವದ್ ಅಧೀನವಾದ್ದರಿಂದ ಮುಖ್ಯತಃ ಅವ್ಯಕ್ತ ಯಾರು? ಪರಮಾತ್ಮನೇ. ಓಂ ಜ್ಞೇಯತ್ವ ವಚನಾಚ್ಯಾವು ಅನ್ಯಶ್ಚನ ವಾಚ್ಯತ್ವ ಯುಜ್ಯತೆ. ಯಾರಿಗೆ ಸ್ವಾತಂತ್ರ್ಯ ಇಲ್ಲ ಅವರಿಗೆ ಪದದ ವಾಚ್ಯತ್ವ ಇಲ್ಲ. ಸ್ವಾತಂತ್ರ್ಯ ಇಲ್ಲ, ಅವ್ರಿಗೆ ವಾಚ್ಯತ್ವ ಇಲ್ಲ. ಕ್ಯಾಶಿಯರಿಗೆ ಶ್ರೀಮಂತ ಅಂಬ ಹೆಸರು ಆಗಿಲ್ವೋ ಹಾಗೆ. ಓಂ ಮೊದತಿ ಇತಿಕೆಯನ್ನ ಪ್ರಾಜ್ಞೋಗಿ ಓ ಹಾಗೆ ಹೇಳಿದ್ರು. ಮಹತಃಪರಂ ಯೋಗ್ಯಂ ಧ್ರುವಂ ವಿಜಾಯ್ಯ ಸಂಮೃತ್ಯು ಮುಖಾತ್ ಸಮುಚ್ಯತೆ ಜ್ಞೇಯತ್ವ ಮೊದತಿಕೆಯನ್ನ. ವೇದ ಹೇಳ್ತಾ ಇದೆಯಲ್ಲ ಮಹತಃ ಪರಂ ಧ್ರುವಂ ನಿಜಾಯ್ಯ, ಮಹತ್ತತ್ವಕ್ಕಿಂತ ದೊಡ್ಡದು ಇದೆಯಲ್ಲ ಅವನ್ ಯಾರು ನೋಡ್ತಾರಲ್ಲ ಅವರು ಉತ್ತರ ಆಗಿರ್ತಾರೆ. ಸೊ ಮಹತಃಪರಂ ಅಂದ್ರೆ ಯಾವುದು? ಮಹತಃಪರ ಅವ್ಯಕ್ತಂ ಅವ್ಯಕ್ತ ಪುರುಷಃಪರ. ಹಿಂದಿ ವಾಕ್ಯ ಅದು ಕಠೋಪನಿಷತ್ತಿನ ವಾಕ್ಯ. ಸೊ ಮಹತಃಪರಂ ಅಂದ್ರೆ ಅವ್ಯಕ್ತ ಅಂತ ಇದೆಯಲ್ಲ. ಸೊ ಮಹತ್ತರ ಮಹತಃಪರಂ ನೋಡಿಬಿಟ್ರೆ ಸಂಸಾರದ ಬಿಡುಗಡೆ ಹೋಗ್ತಾರೆ ಅಂತ ಹೇಳಿದ್ದಾರಲ್ಲ, ಅದರಫೋರ್ ಅವ್ಯಕ್ತ ತತ್ವ ಮಹತ್ವ ಬಂತಲ್ಲ ಅಂದ್ರೆ ಅಲ್ಲ. ಮಹತಃಪರಂ ಅಂದ್ರೆ ಅವ್ಯಕ್ತ ತತ್ವ ಅಂದ್ರೆ ನಾರಾಯಣ ಅಂತ. ಮತ್ತು ಈ ಅವ್ಯಕ್ತ ತತ್ವಕ್ಕೆ ರೆಫರೆನ್ಸ್ ಅಲ್ಲ. ಅದಕ್ಕೆ ವದತೀತಿಯನ್ನ ಪ್ರಾಜ್ಞೋಹಿ ಅಲ್ಲಿ ಯಾರು ರೆಫರ್ ಮಾಡಿ, ಅಲ್ಲಿ ರೆಫರ್ಡ್ ಪರ್ಸನ್ ಯಾರು ಅಂದರೆ ಪರಮಾತ್ಮನೇ ಹೊರತು. ಪ್ರಾಜ್ಞ ಅಂದರೆ ಪರಮಾತ್ಮ, ಪ್ರಾಜ್ಞಮ್ಯದಾ ಲಿಂಗತಿ ಬರುತ್ತಲ್ಲ ಹಾಗೆ. ವಿಶ್ವಾದಯದ ಸಹ ಪ್ರಾಜ್ಞ, ಪ್ರಾಜ್ಞೋಹಿ ಪ್ರಾಜ್ಞನಾದ ಭಗವಂತ ವಾಚ್ಯನಾಗಿದ್ದಾನೆ ಹೊರತು ಈ ಇವರು ವಾಚ್ಯರಾಗಿಲ್ಲ. ಯಾರು? ಮಹತ್ತತ್ವದ ಮೇಲಿದ್ದ ಅವ್ಯಕ್ತ ತತ್ವ ಅಲ್ಲ, ಅದಕ್ಕೆ ಪರಮಾತ್ಮ ಅಂತ ಅರ್ಥ. ಇದು ಜ್ಞೇಯತ್ವ ಮದ ರೀತಿಯನ್ನ ಪ್ರಾಜ್ಞಾ ಪರಮಾತ್ಮ ಇಂದ ಪ್ರೋಚ್ಯತೆ. ಅಡೋರಣೀಯಾನ್ ಮಹತೋ ಮಹೀಯಾನ್ ಮಹತೋ ಮಹತ್ವ. ಅಲ್ರಿ ಅರ್ಥ ಹ್ಯಾಕ್ ಮಾಡ್ತೀರಿ ಅಂದ್ರೆ ಮಹತಕ್ಕಿಂತ ದೊಡ್ಡದು ಯಾವುದು? ಅವ್ಯಕ್ತ ತತ್ವ. ಅದಕ್ಕಿಂತ ದೊಡ್ಡದು ಪರಮಾತ್ಮ. ಅದಕ್ಕೆ ಹೇಳ್ತ ಅಡೋರಣೀಯಾನ್ ಮಹತೋ ಮಹೀಮಾನ್. ಸೂಕ್ಷ್ಮ ಎಂಬ ಕಾರಣದಿಂದ ಅವ್ಯಕ್ತವನ್ನು ಅವ್ಯಕ್ತ ಅಂತ ಕರಿತೀರಾ? ಹಾಗೆ ಭಗವಂತನೇ ಸೂಕ್ಷ್ಮ. ಅತಿ ದೊಡ್ಡದೊಂದ ಕಾರಣಕ್ಕೆ ಅವ್ಯಕ್ತ ಅವ್ಯಕ್ತ ಅಂತ ಕರಿತೀರಾ? ಪರಮ ಅತಿ ದೊಡ್ಡವನು ಪರಮಾತ್ಮನೇ. ಈ ಕಡೆ ಸೈಡ್ ನೋಡಿದ್ರು ದೇವರೇ, ಆ ಕಡೆ ಸೈಡ್ ನೋಡಿದ್ರು ದೇವರೇ. ಸೂಕ್ಷ್ಮ ಅಂದ್ರೆ ಅನೌರಣೀಯ, ಮಹತಃ ಪರಮ ಅಂದ್ರೆ ಮಹತೋ ಮಹೀಯ. ಎರಡು ಪ್ರವೃತ್ತಿ ನಿಮಿತ್ತಗಳು ದೇವರಲ್ಲೇ ಇರೋದ್ರಿಂದಾಗಿನೇ ಅವ್ಯಕ್ತ ಶಬ್ದದಿಂದ ವಾಚ್ಯನಾದವನು ನಾರಾಯಣನೇ ಆಗಿದ್ದಾನೆ. ಇತಿ ಮಹತೋ ಮಹತ್ವಂ ಸರ್ವಸ್ಮಾತ್ ಪರಸ್ಯ ಮಹತೋಪಿ ಪರತ್ವಂ ಯುಜ್ಯತೆ. ಎಲ್ಲರಿಗಿಂತ ದೊಡ್ಡವನಾದ ಪರಮಾತ್ಮ ಮಹತ್ವಕ್ಕಿಂತ ದೊಡ್ಡವನು, ಎಲ್ಲಕ್ಕಿಂತ ದೊಡ್ಡವನೇ. ಆದ್ದರಿಂದ ಮಹತಃ ಪರಂ ಅಂತ ಅವ್ಯಕ್ತ ಅಂತ ಅಷ್ಟ ಕನ್ಫ್ಯೂಸ್ ಮಾಡಕ್ಕೆ ಹೋಗಬಾರದು. ಓಂ ಪ್ರಕರಣ ಓಂ ಮುಂದಿನ ವಾಕ್ಯ. ಪ್ರಕರಣ ಅಂದ್ರೆ ಕಾಂಟೆಕ್ಸ್ಟ್ ಬಂದಿದ್ರೆ ಹಾಗೇನೆ. ಇಲ್ಲಿ ಯಾರಿಂದ ಮುಕ್ತಿ ಅಂತ ವಿಚಾರ ಮಾಡ ಕಲಿತಾಗ ದೇವರಿಂದ ಮುಕ್ತಿ ಅಂತ ಹೇಳಿ ಅವನು ಮಹತಃ ಪರಮ ಅಂತ ಕರೆದಿದ್ದಾರೆ. ಸ್ವಲ್ಪ ಅವ್ಯಕ್ತದ ರೆಫರೆನ್ಸ್ ಅಲ್ಲ ಇದೆ. ಯಾರಿಗೆ ರೆಫರೆನ್ಸ್ ಇದು? ಪರಮಾತ್ಮನಿಗೆ ರೆಫರೆನ್ಸ್ ಇದೆ. ಪ್ರಕರಣ ಬಹಳ ಇಂಪಾರ್ಟೆಂಟ್. ಯಾವುದು ಅವ್ಯಕ್ತ ತತ್ವ ಅನ್ನ ಹೆಸರು ದೇವರು ಹೇಗೆ ಹೇಳಿದೆ ಅಲ್ಲಿಂದ ಪ್ರಾರಂಭ ಆಯಿತು. ಅದೇ ಅಧಿಕರಣ ಕಂಟಿನ್ಯೂ ಆಗ್ತಾ ಇದೆ. ಅಧಿಕರಣ ದೊಡ್ಡ ಜಾತಿಗೆ ಅಂದರೆ ಪ್ರಿನ್ಸಿಪಲ್ ಎಲ್ಲ ಕಡೆ ಅಪ್ಲೈ ಮಾಡ್ತಿದ್ದೆ. ಏನು ಪ್ರಿನ್ಸಿಪಲ್ ಹೇಳ್ತೆ ಎಲ್ಲ ಕಡೆ ಅಪ್ಲೈ ಮಾಡೋದು ಸ್ಪೆಷಲ್ ಇದ್ರೆ ಮುಂದೆ ಯಾವುದೇ ಒಂದು ಬೇರೆ ಕಡೆ ಬೇರೆ ಅರ್ಥವನ್ನೇ ಹೇಳುತ್ತಿರ್ತಕ್ಕಂಥ ಪದ ಇದೆಯೋ ಅದನ್ನು ವಿಷ್ಣು ಪದಾರ್ಥ ಮಾಡಬೇಕಾದ್ರೆ ಹೇಗೆ ಶಬ್ದ ಅಂತ ಹೇಳ್ತಾ ಹೋಗ್ತಾರೆ ಒಂದೊಂದೇ ಶಬ್ದ. ಪ್ರಕರಣ ಓಂ ಅಂತ ಹೇಳಿ ರಿಪಿಟೇಷನ್ ಯಾಕಾಯ್ತು? ಅಲ್ಲ ಅದು ಯಾವುದೋ ಒಂದು ಸೂತ್ರ ಬಂದ ಕಾಲಕ್ಕೆ ಅಲ್ಲಿ ಪ್ರಕರಣ ನೋಡಿ ಅಂತ ಹೇಳಿದ್ರು. ಆ ಪ್ರಕರಣ ಅಧಿಕರಣ ಬೇರೆ, ಅದು ಈ ಅಧಿಕರಣ ಅಲ್ಲ ಇದು. ದೋಷ ಅಲ್ಲ. ಫೋರ್ ಪ್ಲಸ್ ಇದ್ಕೊಂಡು 16, ಫೋರ್ ಪ್ಲಸ್ ಫೋರ್ ಫೋರ್ ಪ್ಲಸ್ ಫೋರ್ ಇದ್ಕೊಂಡು 8 ಅಂತ ಹೇಳ್ತೇವೆ. ಇದನ್ನು ಯಾವ ಲೆವೆಲಲ್ಲಿ ಹೇಳ್ತಾನೆ? ಒಂದನೇ ಕ್ಲಾಸ್ ಅಲ್ಲೂ ಹೇಳ್ತಾನೆ, ಎಮ್ ಎಸ್ ಸಿಯಲ್ಲೂ ಹೇಳ್ತಾನೆ, ಓದ್ತಾನೆ. ಮ್ಯಾಥ್ಮೆಟಿಕ್ಸ್ ಓದೋ ಫೋರ್ ಪ್ಲಸ್ ಫೋರ್ ಇದ್ಕೊಂಡು 16 8 ಅಂಬ ಏನು ಹೇಳ್ತಾನೆ? ರಿಪಿಟೇಷನ್ ಅದು. ಯಾಕೆ ಇಲ್ಲಿ ಅಪ್ಲೈ ಮಾಡೋ ಪ್ರಸಂಗ ಬೇರೆ, ಅಲ್ಲಿ ಅಪ್ಲೈ ಮಾಡೋ ಪ್ರಸಂಗ ಬೇರೆ. ಅರ್ಥ ಆಯ್ತಾ? ಸೇಮ್ ಇದನ್ನ ಅದು ಪ್ರಿನ್ಸಿಪಲ್, ಅದು ಪ್ರಕರಣ ಅರ್ಥದ ಪ್ರಿನ್ಸಿಪಲ್. ಆದ್ದರಿಂದ ಅದನ್ನ ಅಪ್ಲೈ ಮಾಡಿ ನೋಡಿ, ಸರಿ ಹೋಗುತ್ತೆ. ಹಿಂದೆ ಹೇಳಿಲ್ಲ, ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸಮಾಖ್ಯ, ಇವಿಷ್ಟು ಕೂಡ ಏನು ತಾತ್ಪರ್ಯ ನಿರ್ಣಾಯಕವಾದಂತಹ ಐದು ಸ್ಥಾನಗಳು. ಅದರಲ್ಲಿ ಪ್ರಕರಣ ಸೇರ್ಕೊಂಡಿದೆ. ಲೋಕದಲ್ಲಿ ಪ್ರಕರಣ ಕಾಂಟೆಕ್ಸ್ಟ್ ಅಂತೀವಲ್ಲ, ಅದು ಆದಷ್ಟಿಂದ ಸರಿ ನೋಡಿ. ಪ್ರಕರಣ ನೋಡಿ, ಎಲೆ ಕೊಡಿ ಅಂತಂದ್ರು ಊಟದ ಹೊತ್ತಿನಲ್ಲಿ. ಎಲೆ ಅಂದ್ರೆ ಏನಂತಂದ್ರೆ ಬಾಳೆ ಎಲೆ, ಊಟ ಅಂದ್ರೆ ಎಲೆ ಕೊಡಿ ಅಂದ್ರು ಏನರ್ಥ? ಬಿಡದೆಲೆ ಅಂತ. ಯಾಕೆ ಎಲೆ ಪ್ರಕರಣ ಬೇಕು, ಯಾವ ಪ್ರಕರಣದಲ್ಲಿ ಉಪಯೋಗಿಸ್ತಾರೆ ಅದರಿಂದ ಅರ್ಥ ಮಾಡ್ಕೋಬೇಕು. ಎಲ್ಲ ಆಗ ಬೇರೆ ಕೊಟ್ಬಿಟ್ಟೆ ಊಟ ಅಂದ್ರೆ ಗಾಬರಿ ಆಗುತ್ತೆ. ಮತ್ತೆ ಊಟಕ್ಕೆ ಕೂಡ ಬಿಟ್ಟು ಎಷ್ಟು ಸುತ್ತದೆ ಇವಳೆ ಕೊಟ್ಬಿಟ್ಟೆ ಗಾಬರಿ ಆಗುತ್ತೆ. ಅದಕ್ಕೆ ಸೈಂಧವಮಾನ ಹಾಗೆ ಹೇಳ್ತಾರೆ. ಸೈಂಧವನ್ನು ತಗೊಂಡು ಬಾ ಅಂತ ಹೇಳಿ, ಸೈಂಧವನ್ನು ತಗೊಂಡು ಬಾ ಅಂತ ಹೇಳಿ. ಸೈಂಧವ ಶಬ್ದಕ್ಕೆ ಎಷ್ಟು ಅರ್ಥ ಇದೆ? ಊಟಕ್ಕೂ ಸೇರಿ ಸೈಂಧವಮಾನ ಅಂತ ಹೇಳಿ. ಜೈತ್ರ ಸಂತ ಕರ್ಕೊಂಡ್ಬರಕ್ಕಾಗುತ್ತೆ ಹೊತ್ತೋಗಿದ್ದಾನೆ ಅಂತ ಹೇಳಿ. ಅಥವಾ ಸಿಂಧು ದೇಶ ಕುದುರೆ ತಗೊಂಡು ಬಾ ಅಂತ ಹೇಳಿ. ಎರಡೂ ಸರಿಯಾಗಿ ಉಪ್ಪು ತಗೊಂಡು ಬಾ, ಸೈಂಧವ ರಮಣ ತಗೊಂಡ್ ಬಾ ಅಂತ ಹೇಳಿ. ಊಟ ಅದೊಳ್ಳೆ ಅಲಂಕಾರ ಮಾಡ್ಕೊಂಡ್ಬಿಟ್ಟ, ಕೇಳಿ ಕಟ್ಟಿಗೆ ಹಿಡ್ಕಂಡ ಸೈಂಧವಮಾನಯ ಅಂತ ಹೇಳಿದ. ಆ ಕುದುರೆ ಉಪ್ಪು ತಗೊಂಡು ಕೊಟ್ಬಿಟ್ರೆ ಕುದುರೆ ತಗೊಂಡು ಬಾ ಅಂತ. ಆಮೇಲೆ ಪಾಂಡವ ಜಯಂತ್ರ ಸರಿ ಸರಿದವರಿಗೂ ಅರ್ಜುನ ಯುದ್ಧ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಅರ್ಜುನಿಗೂ ಉಪ್ಪಿಗೆ ಉಪ್ಪು ಸಾಗಿಸ್ತಾನ, ಜಯಂತ್ರಕ್ಕೆ ಯುದ್ಧ ಆಗ್ತಿರ್ತಾರೆ. ಸಮ ಒಂದೇ ಸೈಂಧವ ಅನ್ನೋ ಶಬ್ದ ಯಾವ ಕಾಂಟೆಕ್ಟಲ್ಲಿ ಹೇಳ್ತಾನೆ ಅನ್ನೋದ್ರ ಮೇಲೆ ಅದಕ್ಕೆ ಅರ್ಥ ಹೇಗೆ ಹೇಳುತ್ತೇವೋ ಈ ಎಲೆ ಎಂಬ ಹಾಗೆ. ಅದೇ ರೀತಿ ಇಲ್ಲಿ ಬಂದಿದೆ, ಮಹತಃಪರವಾದ ಭಕ್ತಿ ನೋಡಿದರೆ ಮುಕ್ತಿ ಹೋಗ್ತಾರೆ ಅಂತ ಹೇಳಿದ ಮೇಲೆ ಮುಕ್ತಿ ಕೊಡೋ ವ್ಯಕ್ತಿ ಹೆಚ್ಚು ಯಾರಿಗಿದೆ? ಯವ್ಯಕ್ತಿತ್ವ ತರ್ತಿದೆಯಾ ಜನ ಪದಾರ್ಥಕ್ಕೆ? ಅದಿಲ್ಲ. ಅದರಿಂದ ಯಾರಲ್ಲಿ ವಿಷ್ಣುದೇವಾಚ್ಯ ಅವ್ಯಕ್ತ ತತ್ವ ಇದೆ. ಅವ್ಯಕ್ತ ಅಂತಕ್ಕ ಯಾವುದು ಶಾಸ್ತ್ರದಲ್ಲಿ ಅವ್ಯಕ್ತ ತತ್ವ ಅಂತ ಒಂದು ಅರ್ಥ ಇದೆ. ಏನದು? ಪ್ರಕೃತಿ ಅಂತ. ಅವ್ಯಕ್ತ ಅಂದರೆ ಪ್ರಕೃತಿ. ಸುಮಾರು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳೋದು ಎಲ್ಲಿ ಬಂದಿದೆ ಅದು ಕಠೋಪಟ್ಟಿರ್ತೀನಿ ನೋಡಿ. ಇಂದ್ರಿಯ ಪರಾಹ್ಯರ್ಥ ಅರ್ಥೇಭ್ಯ ಪರಂ ಮನಃ ಮನಸ್ಸತ್ತು ಪರಾಬುದ್ಧಿ ಯೋಗ. ಆಮೇಲೆ ಮನಸ್ಸತ್ತು ಪರಾಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಾತ ಪರಂ ಅವ್ಯಕ್ತಂ ಅವ್ಯಕ್ತ ಪುರುಷ ಪರ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಟ ಸಾ ಪರಾಗತಿ. ಕಠೋಪಟ್ಟಿರ್ತದೆ ಮಾತ ಪರಂ ಅವ್ಯಕ್ತಂ ಅಂತ. ಅವ್ಯಕ್ತ ಪುರುಷ ಪರ ಅವ್ಯಕ್ತ ತತ್ವ ಅಲ್ಲಿದೆ. ಅದನ್ನ ಯಾಕೆ ಅವ್ಯಕ್ತ ಇದ್ಬಿಟ್ಟು ಅವ್ಯಕ್ತ ಅಂತ ಹೇಳ್ಬಿಡ್ತೇವೆ? ವಿಷ್ಣು ಯಾಕೆ ಹೇಳಬೇಕು? ಅದಕ್ಕೆ ಹೇಳ್ತಾರೆ, ಯಾವ ಕಾಂಟೆಕ್ಟ್ ಅದನ್ನು ನೋಡ್ಕೊಂಡ್ಬಿಟ್ರೆ ಅವ್ಯಕ್ತ ಮುಖ್ಯವಾಗಿ ಯಾರನ್ನು ಹೇಳುತ್ತದೋ ವಿಷ್ಣುವನ್ನೇ ಹೇಳ್ತಾ ಇದೆ. ಅನ್ಯತ್ರೈವ ಪ್ರಸಿದ್ಧ. ಸಾಮಾನ್ಯವಾಗಿ ಅವ್ಯಕ್ತ ಅಂತ ಕರೆದ್ರೆ ದೇವರಂತ ಅರ್ಥ ಆಗೋದೇ ಇಲ್ಲ, ಗೊತ್ತಾಯ್ತಾ? ಬಟ್ ಈ ರೀತಿ ಮಾಡೋದಾಗ ಅರ್ಥ ಆಗುತ್ತೆ, ಗೊತ್ತಾಯ್ತಾ? ಅದನ್ನು ನೋಡೋದಕ್ಕೇನು ದುಃಖಿ ಎಂಬ ಶಬ್ದ ಅರ್ಥ ಆಯ್ತಾನೆ. ಈಗ ದುಃಖಿ ಎನ್ನೋ ಶಬ್ದ ಎಲ್ಲಿ ಪ್ರಸಿದ್ಧ? ಅದು ಇವರಲ್ಲೇ ಪ್ರಸಿದ್ಧ. ಅದು ಎಂಥ ಜೀವರಲ್ಲಿ? ಮಧ್ಯೆ ಸಂಸಾರಿ ಜೀವನದಲ್ಲೇ ಪ್ರಸಿದ್ಧ. ಅಂಥ ಪದ ಎಲ್ಲಿ ಉಪಯೋಗಿಸ್ತೀವಿ ನಾವು? ದೇವರಿಗೆ ಅಪ್ಲೈ ಮಾಡುತ್ತೆ. ಅನ್ಯತ್ರೈವ ಪ್ರಸಿದ್ಧವಾದು. ಕನಸಮರಸಲ್ಲೂ ದೇವರು ಹೇಳಿದ ಅನ್ಕೊಂಡಿರಲಿಲ್ಲ, ಅದು ವೇದ ಹೇಳ್ತಾ ಇದೆ, ಬ್ರಹ್ಮಸೂತ್ರ ಹೇಳ್ತಾ ಇದೆ, ದೇವರು ಹೇಳ್ತಾ ಇದೆ. ಯಾವ ದೃಷ್ಟಿಯಿಂದ? ಸ್ವಾಮಿತ್ವವನ್ನು ಅದನ್ನು ಕೂತ್ಕೊಂಡಾಗ ಹೇಳುತ್ತೆ. ಅದೇ ರೀತಿ ಎಲ್ಲ ಪ್ರಿನ್ಸಿಪಲ್ ಹೇಳ್ತಾ ಬರ್ತಾರೆ. ಇಲ್ಲಿ ಪ್ರಕರಣ ಏನು ಬಂದಿದೆ? ಹೌದು ಹೌದು ಅಲ್ಲ, ಹಾಗಲ್ಲ, ಪ್ರಸಂಗ ಹಾಗಲ್ಲ. ಏನಾಗಿದೆ ಅಂದರೆ ಸಮನ್ವಯ ಎರಡು ರೀತಿ. ಅಲ್ಲಿ ವಾಕ್ಯಾರ್ಥ ಮಾಡೋ ಸಮನ್ವಯ ಬೇರೆ, ಅವ್ಯಕ್ತ ಅಂತ ಬರೀ ಪದ ಇದೆ ಯಾರು ನಡೆಸೋದು? ಉದಾಹರಣೆಗೆ ಸುದ್ದಿ ಅಂತ ಬರೀ ಪದ ಇದೆ, ತಕ್ಕ ಯಾರು ನಡೆಸೋದು? ನಮ್ಮನ್ನು ನಡೆಸ್ತದೆ. ಅರ್ಥ ಆಯ್ತಾ? ಈಗ ಅದನ್ನ ವಿಷ್ಣುಪರ ಮಾಡೋದು. ನೀವು ಕಾಂಟೆಕ್ಟಲ್ಲಿ ವಿಷ್ಣುಪರ ಮಾಡೋದು ಒಂದು ಪ್ರಸಂಗ. ಒಂದು ಪದ ಹೇಗಿದ್ದು ಹಿಂದೆ ಮುಂದೆ ಏನು ಕೊಡೋದಿಲ್ಲ ಅಲ್ಲಿ, ಗೊತ್ತಾಯ್ತಾ? ಫೂಲ್ ಅಂದ್ಬಿಡ್ತೇವೆ. ಇದೇನು ಹೇಳಕ್ಕೆ ಯಾರು ಹೇಳ್ಬೇಕು ಅಂತ ಹೇಳ್ಬೇಕು? ನಾವೀಗ ದೇವ್ರು ಹೇಳುತ್ತೆ, ದೇವ್ರು ಫೂಲ್ ಆಗ್ತಿ ಕೇಳಿದ್ರೆ ಎಲ್ಲ ಫೂಲನ್ನು ಫೂಲ್ ಮಾಡೋದೇ ದೇವರು. ಅದಕ್ಕೋಸ್ಕರ ಫೂಲ್ ಅಂತ ದೇವರು ಸ್ವಾಮಿತ್ವ ಸ್ವಾಮಿತ್ವ ಹೇಳಿ. ಅರ್ಥ ಆಯ್ತಾ? ಆರ್ಥ ಹೇಳಿ. ಕಾಂಟೆಕ್ಟಲ್ಲಿದ್ದ ನೀವು ಕನ್ಫ್ಯೂಷನ್ ಬರೋದಿಲ್ಲ. ಬೇರೆ ಕಡೆ ನೋಡಿದಾಗ ನಾವು ಹೇಳ್ತಿರೋದೇನೀಗ ಸರ್ವ ಶಬ್ದ ಪ್ರತಿಪಾದ್ಯ, ಸರ್ವ ಶಬ್ದ ಸಾಧನೆ ಮಾಡ್ತಿದ್ದೀರಾ. ಅದು ವಾಕ್ಯದಲ್ಲಿ ಹೇಳ್ತಿರೋದು, ವಾಕ್ಯದಲ್ಲಿ ಅರ್ಥ ಆಗಿರುತ್ತೆ. ವಾಕ್ಯದಲ್ಲಲ್ಲ, ಬರೀ ಶಬ್ದ ತಗೊಂಡ್ಬಿಟ್ರೆ, ದುಃಖಿಯನ್ನ ಶಬ್ದ ಸುಮ್ಮನೆ ತಗೊಂಡ್ಬಿಟ್ರೆ ದೇವ್ರು ಹೇಳೋ ಸಾಧ್ಯ ಇಲ್ಲ. ಇಲ್ಲಿ ದೇವ್ರನ್ನ ಹೇಳೋದು ಅವ್ಯಕ್ತ ಶಬ್ದ ಸುಮ್ಮನೆ ತಗೊಂಡ್ಬಿಟ್ರೆ ದೇವರಲ್ಲ, ಅವ್ಯಕ್ತ ತತ್ವ ಅಂತ. ಅದನ್ನು ದೇವ್ರ ಅರ್ಥ ಮಾಡ್ಬೇಕು ನಾವು, ದೇವ್ರ ಪರ ಮಾಡ್ಬೇಕು. ಅದಕ್ಕೆ ವಾಕ್ಯ ಸಮನ್ವಯ ಅಲ್ಲ, ಇದು ಶಬ್ದ ಸಮನ್ವಯ. ಶಬ್ದ ಸಮನ್ವಯ ಆದರೆ ವಾಕ್ಯ ಸಮನ್ವಯ ಆಗುತ್ತಾ ಇಲ್ವಾ? ಎಲ್ಲ ಶಬ್ದಗಳು ದೇವ್ರನ್ನ ಹೇಳಿದ ಮೇಲೆ ವಾಕ್ಯದಲ್ಲಿ ಶಬ್ದಗಳ ತುಂಬಿರೋದ್ರಿಂದ ಎಲ್ಲ ವಾಕ್ಯಗಳು ಯಾರನ್ನ ಹೇಳಬೇಕು? ದೇವ್ರನ್ನ ಹೇಳ್ಬೇಕು. ಅರ್ಥ ಆಯ್ತಾ? ಆದಷ್ಟು ಇಂಪಾರ್ಟೆಂಟ್. ಇನ್ನು ಮುಂದೆ ಹೋಗ್ಬಿಟ್ಟು ಎಲ್ಲ ಶಬ್ದಗಳಲ್ಲ, ಎಲ್ಲ ಅಕ್ಷರಗಳು ದೇವ್ರನ್ನ ಹೇಳಿದ್ರು. ಅಜಾರಂದ ಇಂದ್ರ ಇಂದ್ರ ಎಲ್ಲ ಅಕ್ಷರ ದೇವ್ರನ್ನ ಹೇಳ್ತಾರೆ. ಇನ್ನೊಂದು ಅರ್ಥ ಅಷ್ಟೇ ಅಲ್ಲ, ಮತ್ತೆ ಎಲ್ಲ ಸೌಟ್ಸು ದೇವ್ರನ್ನ ಹೇಳ್ತಾ ಇದ್ದಾರೆ. ಹೀಗಂದ್ರೆ ದೇವ್ರನ್ನ ಹೇಳುತ್ತೆ ಅಂತ, ಜಟ್ಟ ಕೂಗಿದರೆ ದೇವ್ರನ್ನ ಹೇಳ, ಅಯ್ಯೋ ಅಂದ್ರೆ ದೇವ್ರನ್ನ ಹೇಳುತ್ತೆ ಅಂತ. ಇದು ಇನ್ನು ಮುಂದೆ ಅದು ಎಲ್ಲ ಸ್ವರಗಳು, ಬೇರೆ ಸ್ವರಗಳು ಬರುತ್ತಾರೆ, ಉದಾತ್ತ ಅರುದಾತ್ತ ಸ್ವರಿತ ಎಲ್ಲ ದೇವರು ನಡೀತಾ ಇದೆ. ಈಗ ಅರ್ಥ ಮಾಡ್ಕೊಂಡು ಕಳಿಸ್ಬಿಟ್ಟು ಎಷ್ಟು ವಾಸ್ಟ್ ಇರ್ಬೋದು ಆ ಕಾನ್ಸೆಪ್ಟ್ ಬಂದವರಿಗೆ ಎಲ್ಲರೂ ದೇವರು ಹೇಳುತ್ತೆ ಅಂತ ಅರ್ಥ ಆಗುತ್ತೆ. ಇದರ ಅರ್ಥ ಆಗಲಿ ಆ ಅರ್ಥ ಗೊತ್ತಾಗಬೇಕು. ಇಲ್ಲಿ ಇದು ಶಬ್ದ ಸಮನ್ವಯ ಇಲ್ಲಿ ಬಂದಿರೋದು, ಶಬ್ದ ಸಮನ್ವಯ ಶಬ್ದಗಳು ನಾಲ್ಕು ವಿಧ ಬರೆಯ ಟೈಪ್ ನೀವು ಮಾಡ್ತೀರಿ. ಏನೇನು ಹೌದು ಹೌದು ಕರೆಕ್ಟ್ ಎಲ್ಲಿ 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 ಸಾಮಾನ್ಯವಾಗಿ ಸಾಮಾನ್ಯ ಅದನ್ನು ಹೇಳಿ ಸೂಕ್ಷ್ಮ ಅದನ್ನು ಹೇಳಿ ಸೂಕ್ಷ್ಮ ಪ್ರಕೃತಿ ಏನು ಕಾಣುತ್ತೆ ಅಲ್ಲ 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 ಪ್ರಕೃತಿಯ ವಿಕಾರ ಇದೆ, ಟ್ರಾನ್ಸ್ಫಾರ್ಮ್ ಇದೆ. ಉದಾಹರಣೆಗೆ ಮೊಸರಿನ ನೋಡಿ ಹಾಲು ಅನ್ನಬಾರದು, ಮೊಸರಿಂದ ಹಾಲಿಂದ ಮೊಸರಾಗಿದೆ ಕರೆಕ್ಟು, ಬಟ್ ಮೊಸರು ಏನಲ್ಲ ಹಾಲಲ್ಲ ಅದು ಮೊಸರು ಅಷ್ಟೇ. ಇದೆಲ್ಲ ಪ್ರಕೃತಿ ಅಲ್ಲ, ಪ್ರಕೃತಿಯ ಟ್ರಾನ್ಸ್ಫಾರ್ಮೇಶನ್ ಇದೆ. ಅರ್ಥ ಆಯ್ತಾ? ಈಗ ಪ್ರಕೃತಿ ಅಂದ್ರೆ ಏನೀಗ ಚಪಾತಿ ಗೋಧಿ ಇಟ್ಟಲ್ಲ, ಚಪಾತಿ ತೋರಿಸಿ ಗೋಧಿ ಇಟ್ಟು ಅನ್ಬಾರ್ದು. ಆ ರಾ ಮೆಟೀರಿಯಲ್ ಬೇಸಿಕ್ ಬೇಸಿಕ್ ನಾರ್ಮಲ್ನ ರಾ ಮೆಟೀರಿಯಲ್ ಇದೆಯಲ್ಲ ದಟ್ ಈಸ್ ಅವ್ಯಕ್ತ, ಅದು ಕಣ್ಣಿಗೆ ಕಾಣೋದಿಲ್ಲ. ಅರ್ಥ ಆಯ್ತಾ? ಅದು ಸೂಕ್ಷ್ಮ ಅಂತ ಕರೆದು. ನೀವು ಹೇಳಿದ ಪ್ರಶ್ನೆ ಏನು ಅಂದ್ರೆ ನೇಚರ್ ಅಂತ ಕರಿತೀವಲ್ಲ ಆರ್ಥಲ್ಲ, ಆರ್ಥಲ್ ಪ್ರಕೃತಿ ಅಲ್ಲ ಇದು. ಈ ಪ್ರಕೃತಿ ಟೆಕ್ನಿಕಲ್ ಮೀನಿಂಗ್ ಅದು, ಅಂದ್ರೆ ರಾ ಮೆಟೀರಿಯಲ್ ಆಫ್ ದಿ ಎಂಟೈರ್ ಯೂನಿವರ್ಸ್, ಮೆಟೀರಿಯಲ್ ಯೂನಿವರ್ಸ್ ಇಸ್ ಕಾಲ್ಡ್ ಪ್ರಕೃತಿ. ಅದು ಕಣ್ಣಿಗೆ ಕಾಣೋದಿಲ್ಲ. ಏ ಚಪಾತಿ ಬರಬೇಕು ಗೋಧಿ ಇದು ಕಾಣೋದಿಲ್ಲವಲ್ಲ ಹಾಗೆ, ಮೊಸರು ಬಂದ್ಮೇಲೆ ಹಾಲು ಕಾಣೋದಿಲ್ಲವಲ್ಲ ಹಾಗೆ, ಮನೆ ಕಟ್ಟಿದ್ರೆ ಸಿಮೆಂಟ್ ಕಾಣೋದಿಲ್ಲವಲ್ಲ ಹಾಗೆ. ಅದು ಬೇರೆ, ಅದಕ್ಕೆ ಹೇಳ್ತಿರೋದು ಅವ್ಯಕ್ತ ಅಂದ್ರೆ ಮೊದಲು ಇನ್ವಿಜಿಬಲ್ ಆಗಿತ್ತು, ಆಮೇಲೆ ವಿಜಿಬಲ್ ಆಗಿತ್ತು ಅಂತ ಆ ಸೆನ್ಸ್ ಬೇರೆ. ಅಲ್ಲೂ ಮತ್ತೆ ದೇವರೇ ಅವ್ಯಕ್ತ ಯಾವುದೇ ಪದವನ್ನು ಕಣ್ಣು ಮುಚ್ಕೊಂಡು ಏನು ಹೇಳುತ್ತೆ ಅಂದ್ರೆ ದೇವರು ಮುಖ್ಯ ಮುಗಿಯುತ್ತೆ. ಯಾವುದೇ ಪದ ಏನೇ ಸಿಕ್ಕಿರಲಿ ಏನರ್ಥ ದೇವರು ಮೂರೋದು. ಹಾಂ, ಅದು ಡೀಟೇಲ್ಸ್ ಕೊಟ್ಟರೆ ಜ್ಞಾನಿ, ಡೀಟೇಲ್ಸ್ ಗೊತ್ತಿಂದ ಹೋದ್ರೆ ಸಾಮಾನ್ಯ ಜ್ಞಾನಿ, ಡೀಟೇಲ್ಸ್ ಕೊಟ್ಟರೆ ಸ್ಪೆಷಲ್. ಉದಾಹರಣೆ ನಾವು ಕೂಡ ಎಲ್ಲ ನೋಡ್ತೀವಿ, ಮೈಸೂರು ಹೋಗ ಭಯ ಮೈಸೂರು ಬೆಂಗಳೂರು ಹೋಗ್ತೀವಿ ತಿಳ್ಕೊಬಾರ. ಇಲ್ಲಿ ಮಲಗ್ತೀವಿ ಬೇರೆ 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 ಎದ್ದಿರ್ತೀವಿ, ರೂಟ್ ನಮಗೆ ಗೊತ್ತೇ ಇಲ್ಲ, ಗೊತ್ತಲ್ಲ ರೂಟ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಘಾಟ್ ಪೇಷಂಟ್ ಬಂತ ಏನೂ ಗೊತ್ತಿಲ್ಲ. ಬಟ್ ಅಲ್ಲಿ ಹೋಗಿರ್ತೀನಿ ಅಲ್ಲಿ ಜಾಸ್ತಿ, ಬಟ್ ಎದ್ದು ಕೂತವ್ರಿಗೆ ಕ್ಲಿಯರ್ ಆಗಲ್ಲ ಕಣ್ಣು. ಬಟ್ ಮೈಸೂರಿಗೆ ಹೋಗುತ್ತೆ ಭಯ ಮಡಿಕೇರಿಗೆ ಅಷ್ಟು ಗೊತ್ತೇ ಬರುತ್ತೆ, ಅದೇ ಡೀಟೇಲ್ಸ್ ಗೊತ್ತಿಲ್ಲ. ಗೊತ್ತಿದ್ದವರು ಎಕ್ಸ್ಪರ್ಟ್ ಡ್ರೈವರ್ ನಮಗೆ ಗೊತ್ತಿರೋ ಆಚೆಸ್ ಕೊಟ್ಟರೆ ಗೋವಿಲ್ಲ, ನಮಗೆ ಗೊತ್ತಿರೋ ಡ್ರೈವರಿಗೆ ಗೊತ್ತಿಲ್ಲ ಅಂದ್ರೆ ಬಗಿತಾ ಇರ್ತಾರೆ. ಅದು ಜ್ಞಾನಿಗಳಿಗೆ ಗೊತ್ತಿರುತ್ತೆ, ಜ್ಞಾನಿಗಳು ಡ್ರೈವರ್ ಇದ್ದಾಗೆ ನಮಗೆಲ್ಲ ಮುಂದೆ ಕರ್ಕೊಂಡು ಹೋಗ್ತಾರೆ. ಆದ್ರಿಂದ ದೇಶದ ಇವರಿಗೆ ಆದ್ರೆ ನಮಗೆ ಗೊತ್ತಿರೋದೇನೋ ಅವ್ರು ಸುಮ್ಮನೆ ಮೆಕ್ಯಾನಿಕ್ ಅವ್ರ ಬಸ್ಸಲ್ಲಿ ಕುತ್ಕೊಂಡು ಹೋಗೋದು ಕಿರ್ಚದು ಮಾಡ್ತಾರೆ, ಇಳಿಸ್ಬಿಡ್ತಾರೆ ಅಷ್ಟೇ, ಸುಮ್ಮನೆ ನಾಮ ಇಳಿದ್ರೆ ಕನ್ನಡ ಹೋಗ್ತಾರೆ. ಅದಕ್ಕೆ ಅನುಸರಣೆ ಮಾಡಬೇಕು. ಮಹಾಜನ ಏನ ಕಥ ತಪಂಥ ಮಹತ್ ಸೇವಾ ದಾರಮಾಹುರು ವಿಮುಕ್ತೇ ಅಷ್ಟೇ. ಅಲ್ಲ 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 ಅಲ್ಲ, ಅದಕ್ಕೆ ಹೇಳ್ತಿರೋದು ನಿನ್ನೆ ಅದನ್ನು ಹೇಳಿದ ನಾನು, ಈಗ ಎಲ್ಲ ಶಬ್ದ ದೇವರನ್ನ ಹೇಳುತ್ತೆ ಅಂತ ಹೇಳಿ ಇಲ್ಲ ಪ್ರಶ್ನೆ ಆಗ್ತಾರೆ. ಈಗ ನೀವು ಕೇಳಿದ ಪ್ರಶ್ನೆ ಬಿಡ್ತಾರಾ, ನಮಗೆ ಕಡಿಬೇಕಾದ್ರೆ ಬೇರೆ ಬೇರೆ ಅಂತ ಹೇಳ್ಬಿಡ್ತಾರೆ. ಅದು ಹೇಳ್ತಾರೆ ಎಲ್ಲ ದೇವರನ್ನ ಅಂತ ಹೇಳಿಬಿಟ್ರೆ ಎಲೆ ಹಾಕೋದು ಅದನ್ನ ಕೊಡ್ತಾರೆ ರೆಡಿ ಅಂತ ಹೇಳಿ, ಎಲೆ ಅಂದ್ರೆ ದೇವರು ಹಾಕೋದ್ರೆ ದೇವರು ಕೊಡ್ತಾರೆ ಮೂಲ ಏನ್ ಮಾಡ್ಬೇಕಾಗ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಂ ಶೋದ್ಧರ ಪಾರಮಾಪ್ನೋತಿ ವಿಷ್ಣು ಪರಮಂ ಪದಂ ಇದಕ್ಕೆ ಏತತ್ ಪ್ರಕರಣ ಮಹತಃಪರಂ ಧ್ರುವಪರಿಚಾಯಿ ಅನ್ನೋ ಶ್ಲೋಕ ಬಂದಿತ್ತಲ್ಲ ಅದು ಈ ಕಾಂಟೆಕ್ಷನ್ ಬಂದಿದೆ. ವಿಷ್ಣು ಲೋಕಕ್ಕೆ ಹೋಗ್ಬೇಕಾದ್ರೆ ಮಹತಃಪರಂ ನೋಡಬೇಕು ಅಂದ್ಮೇಲೆ ಮಹತಃಪರಂ ವಿಷ್ಣು ಅಂತ ಅರ್ಥ, ಗೊತ್ತಾನೆ ಕಾಂಟೆಕ್ಸ್ ನೋಡಿ ಅಂತ ಹೇಳಿ. ಓಂ ತ್ರಯಾಣಾಮೇವ ದೇವ ಉಪನ್ಯಾಸ ತ್ರಯಾಣಾಮೇವ ಸೋಮನಸ್ಯ ವರ್ಗಾಗ್ನಿ ಪರಮಾತ್ಮನ ಪ್ರಶ್ನ ಉಪನ್ಯಾಸಸ್ಯ ಅವಿಜ್ಞಾತ ಪ್ರಾರ್ಥನಂಚ ಪ್ರಶ್ನೈತ್ಯಭಿಧೀಯತೆ ವಚನಾತ್ ನಾ ವಿರೋಧ. ಮತ್ತೆ ಉಪ ಕಠೋಪನಿಷತ್ತಿನ ವಾಕ್ಯ ಕಠೋಪನಿಷತ್ತಿನೊಳಗೆ ನಚಿಕೇತ ಏನು ಮಾಡ್ದ, ತಂದೆ ಏನು ಮಾಡ್ತಿದ್ರು, ಎಲ್ಲ ಸರ್ವಸ್ವ ದಾನ ಮಾಡೋಕ್ಕೆ ಅಂತ ಹೊರಟು ಬರೀ ಗೋಗಳನ್ನು ದಾನ ಮಾಡಿ. ಮಗ ನಚಿಕೇತ ನೋಡಿದೆ, ಚಿಕ್ಕ 8 ವರ್ಷದ ಹುಡುಗ ಆಗ್ತೇನೆ, ಅವನಿಗೆ ಸ್ವಲ್ಪ ದುಃಖ ಆಗಬೇಕು. ಯಾಕೆ ಗೋಗಳು ದಾನ ಮಾಡಿದ ತಪ್ಪಲ್ಲ, ಎಂತ ಗೋನ್ ದಾನ ಮಾಡ್ತಿದ್ದಾರೆ, ಪೀತೋದಕ ಜಗ್ಗಪೂರ್ಣ ಅವ್ರು ನೀರು ಕುಡಿದಕ್ಕೂ ಬರೋದಿಲ್ಲ, ಅಂತ ಹಾಲು ಕೊಡೋದಕ್ಕಲ್ಲ ನೀರು ಕುಡಿದಕ್ಕೆ ಅವ್ರು ಬರೋದಿಲ್ಲ, ಪಾಪ ಜಗ್ಗಪೂರ್ಣ ಹುಲ್ ತಿನ್ನಕ್ಕೂ ಬರೋದಿಲ್ಲ, ಕಂಡೆ ಮುಡುಗೋದು. ದಾನ ಮಾಡಿದ್ದು ಮರ್ಯಾದೆ ಆಚಾರ್ಯ ತಗೊಂಡು ಕೊಡ್ತಾನೆ ಇದ್ದಾರೆ, ಪಾಪ ಮನೆ ಭಾರಿ ಗುಟ್ಟಾಗ್ರಿ. ಇಂಥ ಕೆಲಸಕ್ಕೆ ಬರೋದು ದಾನ ಮಾಡ್ತಾರಲ್ಲ, ಸೇರ್ ಕೊಟ್ಟ ಒಂದು ಕಾಲ ಇಲ್ಲ, ನೀರು ದಾನ ಮಾಡಿದ್ದಕ್ಕೆ ಏನಾಗ ಕೂತೋದಕ್ಕೆ ಹೋಗ್ತಾರಂತೆ. ಯೋಚನೆ ಮಾಡಿದ ಭಾಳ ದುಃಖ, ಈ ಕಡೆಗೆ ಅಪ್ಪ ಏನು ದಾನ ಮಾಡ್ತೀಯಲ್ಲ ಎಲ್ಲ ಕೊಟ್ಟು ನನ್ನ ಯಾರಿಗೆ ಕೊಡ್ತೀವಿ ಅಂತ ಕೇಳಿ ಸುಮ್ಮನೆ ಇದ್ರು. ಮತ್ತೆ ನನ್ನ ಯಾರಿಗೆ ಕೊಡ್ತೀವಿ ಅಂತ ಕೇಳಿದ್ರು ಸುಮ್ಮನೆ ಇದ್ರು. ನನ್ನ ಯಾರಿಗೆ ಕೊಡ್ತೀವಿ ಅಂತ ಕೇಳಿದ್ರು ಯಮನಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಸತ್ತೋಗು ಅಂತ ಅರ್ಥ, ಸತ್ತೇ ಹೋಗಿದ್ದಾರೆ ಅಂತ ಕೇಳಿ. ಸತ್ತೆ ಎಲ್ಲಿಗೆ ಹೋದ, ಯಮಲೋಕಕ್ಕೆ ಹೋದೆ. ಯಮಲೋಕಕ್ಕೆ ಹೋದಾಗ ಯಮದೇವರು ಇರಲಿಲ್ಲ, ಯಾವ್ದು ಅರ್ಜೆಂಟ್ ಕೇಸ್ ಅಟೆಂಡ್ ಮಾಡಕ್ ಹೋಗಿರ್ಬೇಕು ಅವರಿರಲಿಲ್ಲ. ಯಮದೇವರು ಹೇಳಿ ಶ್ಯಾಮಲಾದರು ಹೋದ ತಕ್ಷಣ ಬನ್ನಿ ಅಂತೇಳಿ ಸ್ವಾಗತ ಮಾಡ್ತಾರೆ, ಬಹಳ ಆಶ್ಚರ್ಯ ಸ್ವಾಗತ ಮಾಡ್ತಾರೆ, ಬನ್ನಿ ಅಂತ ಹೇಳಿದ ತಕ್ಷಣ ಬರ್ತೇನೆ. ಬಟ್ ಏನು ತಗೊಳ್ಳೋದಿಲ್ಲ, ಏನು ತಗೊಳ್ಳೋದಿಲ್ಲ, ಯಾಕೆಂದ್ರೆ ಯಜಮಾನರು ಬರಲಿ ಆದ ತಗೋತೀನಿ ಅಂತೇಳಿ ಆಯ್ತು. ಅದು ಮೂರು ದಿವಸ ಬರಲಿಲ್ಲ ಯಮದೇವರು, ಮೂರು ದಿವಸ ಆದ್ರೆ ನೋಡ್ತಾರೆ ಬಾಗಿಲ ಕೂತ್ಬಿಟ್ಟಿದ್ದಾರೆ ನಚಿಕೇತ, ಬಾಗಿಲ ಕಾಯ್ತಾ ಇದ್ದಾರೆ. ತಕ್ಷ ಶ್ಯಾಮಲಾದೇವರು ಕೇಳ್ತಾರೆ, ಏನು ಶ್ಯಾಮಲ ಹೀಗೆ ಮಾಡಿದ್ದೀಯಲ್ಲ, ಅತಿಥಿ ಬಂದು ಕೂತಿದ್ದಾರೆ, ನಾನು ಬ್ರಾಹ್ಮಣ, ಬ್ರಾಹ್ಮಣ ಅತಿಥಿ ಬಂದು ಕೂತ ಕಾಲಕ್ಕೆ ಅವನಿಗೆ ಯಾರು ಉಪಚಾರವನ್ನು ಮಾಡೋದಿಲ್ಲ, ಅವ್ರ ಮನೆ ಉರಿದೋಗುತ್ತೆ ಅಂತ ಹೇಳ್ತಾರೆ, ಸರ್ವನಾಶ ಹೊಂದಿರ್ತಾರೆ. ಯಮದೇವರು ಹೇಳ್ತಾರೆ ಮಾತ್ರ, ನಾವು ಯಮದೇವರು ಎದುರಿದ್ರೆ ಯಮದೇವರು ದೇವರು ಹೇಳ್ತಾರೆ. ಎಷ್ಟು ಆಶ್ಚರ್ಯ, ಅತಿಥಿ ಪೂಜೆ ಮಾಡಲೇಬೇಕು ನಾವು, ಯಾತಕ್ಕೆ ಮಾಡಿಲ್ಲ ಅಂತ ಹೇಳ್ತಾರೆ. ಇಲ್ಲ ನಾನು ಹೇಳಿದೆ ನಿಮ್ಮನ್ನೇ ನೋಡೋದು ಕೂತಿದ್ದಾರೆ ಹುಡುಗ, ಅದಕ್ಕೆ ಆಗಲಿಲ್ಲ ಅಂತ. ತಕ್ಷಣ ಅವ್ರು ಏನು ಒಂದು ಮೂರು ದಿವಸ ಕಾಯ್ತಿದ್ದೇನೆ, ಅದಕ್ಕೆ ಮೂರು ವಾರ ಕೊಡ್ತೇನೆ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಪ್ರಯಾಣ ವ್ಯವಸ್ಥೆಯ ಉಪನ್ಯಾಸ ಪ್ರಶ್ನೆಸ್ಯ ಕಾಂಟ್ಯಾಕ್ಟ್ ಗೊತ್ತಿರಬೇಕು. ಮೂರು ವಾರ ಯಾವುದು? ವಿದ್ಯುತ್ ಸೌಮಾನಸ್ಯಂ, ಮೊದಲನೇ ವಾರ ಕೇಳ್ತಾರೆ. ಮೂರು ವಾರ ಮೂರು ದಿವಸ ಕಾಯ್ತಿದ್ದಕ್ಕೆ ಮೂರು ವಾರ ನಮ್ಗೆ ಈಗ ಅರ್ಥ ಆಗ್ತದೆ. ಜೊತೆಗೆ ತ್ಯಾನ ಮತ್ತೆ ತೊಗೊಂಡ್ಬಿಟ್ರೆ ವಾರ ಸಿಕ್ತಿದ್ದೀರ, ಸುಮ್ಮನೆ ಊಟ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಮೂರು ದಿವಸ ಕಾಯ್ದು ಸಿಕ್ಕೇನಾಯ್ತು, ವಾರ ಸಿಕ್. ಅದಕ್ಕೆ ನಾವು ಮೂರು ದಿವಸ ಕಾಯಿದ್ರು ಅಂದ್ರೇನು, ದಸರೆ ಏಕಾದಶಿ ಸ್ವಾದಶಿ, ಮೂರು ದಿವಸ ವ್ರತ ಮಾಡ್ತಿದ್ರೆ ಏನಾಗುತ್ತೆ, ಏನು ವರ ಕೊಟ್ಬಿಡ್ತಾರೆ. ದಿನತ್ರಯ ವ್ರತ, ದಿನತ್ರಯ ವ್ರತ ಅಂದ್ರೆ ಅದಕ್ಕೆ ಕರೆಯೋ ಅದಕ್ಕೆ. ಅದು ಯಮದೇವರ ಬಂದು ಕೂತ್ರೆ ಮೂರು ದಿವಸ ಮೂರು ವರ ಕೊಡ್ತಾರಲ್ಲ, ದೇವ್ರ ಬಂದು ಕೂತ್ರೆ ನೂರಾರು ಕೊಡ್ತಾನೆ ಭಗವಂತ. ಯಾಕಂದ್ರೆ ದೇವ್ರು ಭಾರಿ ದೊಡ್ಡವನಾದ್ರಿಂದ ದೇವ್ರ ಬಂದು ಕೂಡ ಅಗ್ರಹಣ ಬಂದ ಹುಡ್ಗ ತತ್ತ ಏನು ಪ್ರಯೋಜನಾದ್ರಿಂದ ಸಾಧನೆ ಋಷಿಕೇತನ ಕತೆ ನೋಡಬೇಕು. ಹೋಗಿ ಯಮದೇವರೇ ಬಂದಂತ ಕಾದಿದ್ದು ಫಲ ನೋಡಿದ್ರೆ ಅದು ಉಪಯೋಗ ಸಿಕ್ತು. ಮೊನ್ನೆದು ಕೇಳ್ತಾರೆ ವಿತ್ತು ಸೌಮಾನಸ್ಯಂ, ಏನು ಅನ್ನಬೇಕು ಮೊದಲನೇ ವಾರ ನಮ್ಮ ಅಪ್ಪ ನನ್ನ ಮೇಲೆ ಒಳ್ಳೆ ಭಾವನೆ ಬಂದಿರಿ, ಚಿತ ಬಿಟ್ಟಿದ್ದಾರೆ ಮಗನ ಮೇಲೆ, ಅದು ಪಿತೃದೇವೋ ಭವ ಅರ್ಥ ಮಾಡ್ಕೋಬೇಕೀಗ. ಇದು ಕಾಮ್ಯವರ ಅಂತ ಅನ್ಸೋದಿಲ್ಲ, ತಂದೆ ತಾಯಿ ಸೇವೆ ಮಾಡೋ ಯೋಗ ಬರಲಿ, ತಂದೆ ನನ್ನ ಒಳ್ಳೆ ಭಾವನೆ ಬಂದಿದೆ ಅಂತ ಹೇಳಿದ್ರೆ ಕಾಮ್ಯ ಫಲ ಅಂತ ಕರೆಯೋದಿಲ್ಲ. ದೇವರು ಒಳಗಿದ್ದಾನೆ ಆದ್ದರಿಂದ ಅದು ನಿಷ್ಕಾಮ ಫಲ ಅದು ನಿತಿಗೇಟ ಸಾಕ್ಷಿ ಇದೆ. ಮತ್ತೆ ಅದು ಗಂಡ ಹೆಂಡತಿ ಡೈವರ್ಸ್ ಕೇಸ್ ಬಂದ್ಬಿಟ್ಟಿರ್ತದೆ, ಹೋಗ್ತಾ ಸೇವೆ ಮಾಡೋ ಮಂತ್ರಾಲಯಕ್ಕೆ ಹೋಗಿಬಿಟ್ಟು ಸ್ವಾಮಿ ಡೈವರ್ಸ್ ಆಗಿದೆ ಎಂದು ಕೇಳ್ತಾರೆ. ಉದ್ದೇಶ ಏನು ಅಂದರೆ ಒಳ್ಳೆ ಮನೆ ಸರಿಯಾಗಿ ನಡೆದರೆ ಸೇವೆ ಮಾಡ್ಕೊಂಡು ಬರ್ತಾ ಬರ್ತಾ ಬರ್ತದೆ, ಅತಿಥಿ ಪೂಜೆ ಮಾಡಕ್ಕೆ ಬರ್ತದೆ ಅಂತ ಕೇಳ್ತಾನೆ. ತಪ್ಪಲ್ಲ ಅದು, ಬಟ್ ಲೌಕಿಕೋಸ್ಕರ ಕೇಳಿ ತಪ್ಪು. ಈ ರೀತಿ ಒಂದೇ ಒಂದು ವಿಷಯನೇ, ಅಧ್ಯಾತ್ಮ ಮಾಡ್ಕೊಳ್ಳೋಕೆ ಬರ್ತದೆ, ಲೌಕಿಕ ಮಾಡ್ಕೊಳ್ಳೋಕ್ಕೂ ಬರುತ್ತೆ. ಇದು ಬಿಟ್ಟು ಸೋಮನಸ್ಯ ಅಂತ ಕೇಳಿಬಿಟ್ಟ, ಎರಡನೇ ವಾರ ಅಂತ ಹೇಳಿ ಸ್ವರ್ಗಾಗ್ನಿಯನ್ನು ಕೇಳ್ತಾನೆ, ಮೂರನೇ ವಾರ ಕೇಳ್ತಾನೆ, ಮೂರನೇ ವಾರನೇ ಇದು ಪರಮಾತ್ಮ ಸ್ವರೂಪವನ್ನು ಕೇಳ್ತಾನೆ. ಅಂದಮೇಲೆ ಇದು ಅಭ್ಯಸ್ತ ತತ್ವ ಇರಲೇ ಬೇಕು. ಯಾವುದು ಕೇಳಬೇಕೀಗ? ಪರಮಾತ್ಮನ ಸ್ವರೂಪ. ಸೊ ಮಹಾತಾತ್ಮರಂ ಯಾರು? ಅವ್ಯರ್ಥ ಸಾಕ್ಷಾತ್ ನಾರಾಯಣ. ಹೀಗೆ ಲಿಂಕ್ ಮಾಡ್ತಾರೆ, ಒಂದು ಕಥೆನ ಹೇಗೆ ಅನಲೈಸ್ ಮಾಡಬೇಕು ತೋರಿಸ್ಕೊಡ್ತಾರೆ. ಮುಂದೆ ಸೂತ್ರದೊಳಗೆ ಪ್ರಯಾಣಾಮ ಉಪನ್ಯಾಸ ಪ್ರಶ್ನೆಸ್ಯ ಓಂ ಅಂತ ಹೇಳಿ ಪ್ರಯಾಣಾಮೇವ ಪಿತೃ ಸೋಮನಸ್ಯ ಸ್ವರ್ಗಾಗ್ನಿ ಪರಮಾತ್ಮನ ಪ್ರಶ್ನ ಉಪನ್ಯಾಸಸ್ಯ. ಇಲ್ಲಿ ಪ್ರಶ್ನೆ ಶಬ್ದಕ್ಕೆ ಆದರೆ ಡೆಫಿನೇಷನ್ ಕೊಡ್ತಾರೆ. ಪ್ರಶ್ನೆ ಅಂದ್ರೆ ಏನು? ಅವಿಜ್ಞಾತ ಪ್ರಾರ್ಥನಂತೆ ಪ್ರಶ್ನೆ ಅಭಿಧೀಯತೆ. ನಮ್ಗೆ ಯಾವುದು ಗೊತ್ತಿಲ್ಲ ಅದನ್ನು ಕೇಳೋದು ಪ್ರಶ್ನೆ ಅಂತ ಕರೀತಾರೆ. ಅದಕ್ಕೂ ಡೆಫಿನೇಷನ್ ಬಂದರೆ ಇತಿ ಪಚರಾತ್ ಅವಿರೋಧ. ಆತ ಗುರು ಗೊತ್ತಿದ್ದಿಲ್ಲ, ಗುರು ಕೇಳಿದ ಅವರು ಕೊಟ್ಕೊಳ್ತೀವಿ. ಓ ಮಹತ್ವಶ್ಚ ಓಂ ಯಥಾ ಮಹತ್ ಶಬ್ದೋ ಮಹತ್ತತ್ವೇ ಸಿದ್ಧೋಪಿ ಪರಮ ಮಹತ್ವಾತ್ ಪರಮಾತ್ಮನ ಏವ ಏವಂ ವಿತರೇತಿ. ಮಹತ್ತತ್ವದ ಎಕ್ಸಾಂಪಲ್ ಕೊಡ್ತಾರೆ. ಮಹತ್ತತ್ವ ಹೇಗೆ ಮಹತ್ತತ್ವವನ್ನು ಹೇಳ್ತಾ ಅದಕ್ಕಿಂತ ಮುಖ್ಯವಾಗಿ ಪರಮಾತ್ಮನ ಹೇಳುತ್ತೋ ಅದೇ ಅವ್ಯಕ್ತ ತತ್ವನು ಹಾಗೆ ಅರ್ಥ ಹೇಳ್ತಾ ಇದೆ. ಇದೊಂದು ಎಕ್ಸಾಂಪಲ್. ಓಂ ಚಮಸವ ರವಿಶೇಷಾತ್ ಓಂ ಯಥಾ ಚಮಸ ಶಬ್ದೋ ಅನ್ಯತ್ರ ಪ್ರಸಿದ್ಧೋಪಿ ಇದಂ ತತ್ಸ್ಥಿರ ಏಷಿ ಅರ್ವಾಗ್ವಿರ ಚಮಸ ಊರ್ಧ್ವ ಬುದ್ಧ ಇತಿ ಶ್ರುತೇ ಶಿರೋವಾಚಕ ಏವಂ ಅವ್ಯಕ್ತಾದಿ ಶಬ್ದಾಃ ಸರ್ವೇ ಅನ್ಯತ್ರ ಪ್ರಸಿದ್ಧಾಪಿ ನಾಮಾನಿ ಸರ್ವಾಣಿ ಸಮಾವಿಶಂತಿ ಲಂಬೈ ವಿಷ್ಣು ಪರಮಮುದಾಹರಂತಿ ಇತ್ಯಾದಿ ಕೃತೇ ಪರಮಾತ್ಮ ವಿಧಾಯಕ ಏವ ವಿಶೇಷ ಕೃತೇ ಚಾರುಮಾನಿಕಾಧಿಕರಣ. ಈ ಹೇಳ್ತಾರೆ ಮಹತ್ತತ್ವ ಹೇಗೋ ಹಾಗೆ ಅಂತ ಹೇಳಿ ಇನ್ನೊಂದು ಅರ್ಥ ಅಂತ ಕೊಡ್ತಾರೆ. ಚಮಸವದ ವಿಶೇಷ, ಚಮಸನ ಕನ್ನಡದಲ್ಲಿ ಚಮಚ ಅಂತ ಇದೆ, ಚಮಚ ಚಮಸವದ ವಿಶೇಷ. ಚಮಚ ಅಂದರೆ ನಿಮಗೆ ಚಮಚ ಅಂತ ಅರ್ಥ ಆಗುತ್ತೆ. ಆದರೆ ಯಥಾ ಚಮಸ ಶಬ್ದ ಅನ್ಯತ್ರ ಪ್ರಸಿದ್ಧೋಪಿ ಇದಂ ತಿರ ಏಷ ಹಿ ಅರ್ವಾಗ್ರ ಚಮಸ ಊರ್ಧ್ವ ಮುದ್ದಾಟಿ ಶ್ರುತೇ ಶಿರೋವಾಚಕ. ಚಮಚ ಶಬ್ದಕ್ಕೆ ಚಮಚ ಅಂತ ಅರ್ಥ ಆದರೂ ಕೂಡ ಪ್ರಸಂಗದೊಳಗೆ ಶಿರಸ್ಥ ಅಂತ ಅದಕ್ಕೆ ಅರ್ಥ. ಸಮಸ ಸಮಸ್ಯೆ ಶಬ್ದಕ್ಕೆ ಶಿರಸ್ಸು ಅಂತ ಅರ್ಥ. ಅದೇ ರೀತಿ ಅವ್ಯಕ್ತ ಶಬ್ದಕ್ಕೆ ಅವ್ಯಕ್ತ ಅಂತ ಅರ್ಥ ಇದ್ರು ಕೂಡ ಮುಖ್ಯಾರ್ಥ ನಾರಾಯಣ ಅಂತ ಅರ್ಥ. ಅರ್ಥ ಆಯ್ತಾ? ಒಂದು ಪದವನ್ನು ನಾವು ಒಂದು ಕಡೆ ರೂಟ ಕುಶಲ ಕೋಶ ಇದೆ, ಕುಶಲ ಅಂತ ಶಬ್ದ ಇದೆ. ಕುಶಲ ಶಬ್ದಕ್ಕೆ ತಿಳ್ಕೊಂಡಿರೋ ಅರ್ಥ ಏನು? ಇಂಟೆಲಿಜೆಂಟ್ ಅಂತ, ಬುದ್ಧಿವಂತ ಅಂತ. ಆ್ಯಕ್ಚುಲಿ ಅದು ಅರ್ಥ ಆಗಲ್ಲ. ಕುಶಾಂತವತಿ ಇತಿ ಕುಶ ಕುಶಾಂತಾತಿ ಇತಿ ಕುಶಲ. ಕುಶಾಂತ ಗರ್ಭೆ, ಗರ್ಭಗಳ ತರೋದು ಕುಶಲ ಅಂತ ಕರೀತಾರೆ. ಗರ್ಭ ತರೋದು ಬಹಳ ಹುಷಾರ ತರೋದು, ಶಾರ್ಪ್ ಎಡ್ಜ್ ಅದು. ಸುಮ್ಮನೆ ಕೈಗೆ ಕೈ ಕಟ್ ಬ್ಲೇಡ್ಗಿಂತ ಶಾರ್ಪ್ ಇರುತ್ತೆ, ಕಟ್ ಮಾಡ್ಬಿಡುತ್ತೆ. ಗರ್ಭೆ ತರೋದು ಜಾಣ ಅಂತ ಅರ್ಥ. ಕೊನೆಗೆ ಅರ್ಥ ಏನಂತ ಬಂದ್ಬಿಡುತ್ತೆ ಜಾಣ ಅಂತ ಇರುತ್ತೆ. ಕುಶಲ ಅನ್ನೋ ಪದ ಜಾಣ ಅಂತ ಅರ್ಥ ಕೊಡ್ತದೆ. ಅದೇ ಚಮಚ ಶಬ್ದಕ್ಕೆ ಚಮಚ ಅಂತ ಅರ್ಥ ಇದ್ರು ಕೂಡ ಶಿರಸ್ ಅಂತ ಅರ್ಥ ಬರುತ್ತೆ. ಅದೇ ರೀತಿಯೇ ಅವ್ಯಕ್ತಾದಿ ಶಬ್ದಗಳಿಗೆ ಅವ್ಯಕ್ತಾದಿಶ ಅಂತ ಅರ್ಥ ಇದ್ರು ಕೂಡ ಮುಖ್ಯವಾಗಿ ಯಾರನ್ನು ಹೇಳುತ್ತದೋ ಪರಮಾತ್ಮನ ಹೇಳುತ್ತೆ. ಎಕ್ಸಾಂಪಲ್ ಮಹದ್ವತ್ಯ ಒಂದು ಎಕ್ಸಾಂಪಲ್, ಅದು ಶಾಸ್ತ್ರದ ಎಕ್ಸಾಂಪಲ್, ಇದು ಲೋಕದ ಎಕ್ಸಾಂಪಲ್. ಚಮಸವದ ವಿಶೇಷ ಚಮಚ ಅಂದ್ರೆ ಸ್ಪೂನ್, ಸ್ಪೂನ್ ನಾನಾನಿ ಸರ್ವಾಣಿ ಸಮಾವಿಶಂತಿ ಅಂತ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಜನರೆಲ್ಲ ಹೇಳ್ತಿದ್ದಾರೆ ಅದು ಇದು ಅಂತ ಕೇಳಿದಾಗ ಎಲ್ಲ ಹೆಸರು ದೇವರನ್ನೇ ಹೇಳ್ತಾ ಇವೆ. ತಮ್ಮ ಈ ವಿಷ್ಣು ಪರಮ ಉದಾಹರಂತಿ. ಆದ್ದರಿಂದ ಈ ಪಾಲವೇ ಸ್ಥಿತಿ ನೆನಪಿಟ್ಟುಕೊಂಡಿದ್ರೆ ಎಂದು ಕನ್ಫ್ಯೂಷನ್ ಬರಲಿಲ್ಲ. ಈ ಸ್ಥಿತಿ ಪರಮಾತ್ಮಾಭಿದಾಯಕ ಏವ ಅವಿಶೇಷ ಸ್ಥಿತಿ. ಎಲ್ಲ ಸ್ಥಿತಿಗಳು ಕೂಡ ಪರಮಾತ್ಮನ ಹೆಸರುಗಳು. ಇದು ಒಂದು ಶ್ರುತಿ, ಅವ್ಯಕ್ತ ಅನ್ನೋದು ಶ್ರುತಿಯಲ್ಲಿ ಬಂದಿದೆ. ಶೇಷ ಧ್ಯಾನ ನಡತ್ತೆ ಶಿಷ್ಟವನ್ನು ಬಹಳ ಸರಳ. ಇದು ಅನುಮಾನಿಕಾಧಿಕರಣ ವಸಂತೆ ವಸಂತೆ ಯಾವ್ದನ್ನ ಶಿರಸ್ಸನ್ನ ಅಂದ್ರೆ ಉದಾಹರಣೆ ಚಮಚ ಚಮಚದಲ್ಲಿ ಹಾಕು ಅಂತ ಹೇಳ್ತಾರೆ. ನಮಗೂ ಕೂಡ ಶಿರಸ್ಸಂತೆ ಅರ್ಥ ಯಾಕಾಗತ್ತೆ? ಚಮಚದ ಅನೇಕ ಪಾರ್ಟ್ಸ್ ಇದೆ, ಅದರಲ್ಲೂ ಕೂಡ ಚಮಚ ಹೇಗೆ ಇಟ್ಕೊಂಡ್ರೆ ಆಗಲ್ಲ. ಚಮಚದ ತಲೆ ಅಂತಲೇ ಅರ್ಥ. ಚಮಚನ ಹಾಕೋ ಸೌಟಿನ ಹಾಕು ಅಂತ ಕೇಳಿದ್ರೆ ನಾವು ಹಿಡ್ಕೋಬೇಕು, ಹಿಡ್ಕೊಳ್ಳೋ ಜಾಗ ಬೇರೆ ಹಾಕೋ ಜಾಗ ಬೇರೆ ಆಟೋಮೆಟಿಕ್ ಅಡ್ರೆಸ್ಟ್. ಆ ಥರ ಚಮಚ ಶಬ್ದಕ್ಕೆ ಒಟ್ಟು ಚಮಚ ಇದ್ರೂ ಕೂಡ ಅದು ಉಪಯುಕ್ತ ಆಗೋದು ಯಾವಾಗ? ಆ ಭಾಗ ಇದ್ರೆ ಮಾತ್ರ. ಆದ್ದರಿಂದಲೇ ಅದಕ್ಕೆ ಇಂಪಾರ್ಟೆನ್ಸ್ ಆಗೋ ಇಲ್ಲಿ ಶಿರಸ್ಸಿಗೆ ಇಂಪಾರ್ಟೆನ್ಸ್ ಅಂತ. ಅದು ಏನಾದ್ರು ಇಂಪ್ಲೈಡ್ ನಿಮಗೆ ಇಂಪ್ಲೈಡ್ ನಿಮಗೆ. ಅದೇ ರೀತಿಯಲ್ಲಿ ಅವ್ಯಕ್ತ ತತ್ವಕ್ಕೂ ಕೂಡ ಅತ್ಯಂತ ಮುಖ್ಯವಾದ ಅರ್ಥ ಬರೋದು ದೇವರು ಅಂತಲೇ ಆಗಬೇಕು. ಆನುಮಾನಿಕ ಅಂತ ಯಾವುದು ಕರೆದು? ಪ್ರಕೃತಿ ಕರೆದು ಆನುಮಾನಿಕ ಅಂತ. ಪ್ರಕೃತಿ ಆನುಮಾನಿಕ ಯಾತಕ್ಕೆ ಅಂದರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಗೊತ್ತಾಯ್ತಾ? ಮೊಸರು ನೋಡಿದ್ವಿ ನಾ, ಏನಂತ ಹೇಳಿದ್ವಿ ಆಮೇಲೆ ಹಾಲು ಇದ್ದೇ ಇತ್ತು ಅಂತ ಹೇಳಿದ್ವಿ. ಹಾಲು ಕಾಣ್ತಾ ಇಲ್ಲ ಈಗ, ಬಟ್ ಮೊಸರು ಇರ್ಬೇಕಾದ್ರೆ ಏನಿರಬೇಕು? ಹಾಲು ಇರಲೇದು, ಅದಕ್ಕೆ ಆನುಮಾನಿಕ ಅಂತ. ಮೊಸರು ದೃಷ್ಟ ಪ್ರತ್ಯಕ್ಷ, ಹಾಲು ಆನುಮಾನಿಕ. ಅರ್ಥ ಆಯ್ತಾ? ಈಗ ಹಾಲು ಇದೆ, ಮೊಸರು ಬಂದಿಲ್ಲ. ಹಾಲು ಪ್ರತ್ಯಕ್ಷ, ಮೊಸರು ಅನುಮಾನಿಕ. ಹೆಪ್ಪಾಗಿರೋ ಮೊಸರಾಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಆಮೇಲೆ ಹಾಲಿದೆ, ಗೋ ಅನುಮಾನಿಕ. ಇದರ ಗೋವು ಬರ್ತೆ, ಹಾಲು ಬರ್ತಿರಲಿಲ್ಲ. ಅರ್ಥ ಆಯ್ತಾ? ಗೋವಿನಿಂದ ಗೋವಿನ ತಾಯಿ ಅನುಮಾನಿಕ. ಈಗೊಬ್ಬರು ಇನ್ನೊಂದು ಅನುಮಾನ ಬೇಕಾಗಿತ್ತು. ಮನೆಗೆ ದೇವ್ರು ಏನಾಗ್ತಾರೆ ಮನೆಗೆ? ಅದರಿಂದ ಅವ್ರು ಯಾರು ಬರ್ತಿದ್ದಿಲ್ಲ, ದೇವ್ರ ಹಿಂದೆ ಹೇಳಬೇಕು ಬರುತ್ತೆ. ಆದ್ರೆ ಬೇಸಿಕ್ ಕೃತಿ ಶಾಸ್ತ್ರ ಯೋಗಿತ್ವ. ವಸಂತೆ ವಸಂತೆ ಚೇತ ಇತ್ಯಾದಿ ಧರ್ಮಾಭಿದಾಯಕ ಸಮಾಧಿದ್ರೋಹ ಆಯುಜ್ಯತೆ ಯಥ ಆಗತ್ತೆ. ಹೋಗಿ ಇನ್ನೂ ಕೆಲವು ಮಾಡಕ್ಕೆ ನೀವು ಬರೋದಿಲ್ಲ ಅಂತ ಹೇಳಿದ. ಯಾವುದು ಅಂದರೆ ವಸಂತೆ ವಸಂತೆ ಜ್ಯೋತಿಷ ಯಜೇತ. ವಸಂತ ವಸಂತ ಪ್ರತಿ ವಸಂತ ಕಾಲದಲ್ಲೂ ಕೂಡ ಜ್ಯೋತಿಷ ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಅಂತಿದೆ. ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಅಂತಿರೋದು ಜ್ಯೋತಿಷ್ ಅಂತ ವಿಶ್ವಂತ ಯಾಗ ಅರ್ಥ ಮಾಡ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಇತ್ಯಾದಿ ಕರ್ಮಾಭಿದಾಯಕವಾದ ಪದ, ಕರ್ಮವನ್ನು ಹೇಳ್ತಕ್ಕಂಥ ಪದ. ಬಾ ಕರ್ಮಾಭಿದಾಯಕ ಪದ, ದೇವರನ್ನು ಜಾಗ್ರತ ಮಾಡ್ತೀರಿ. ಹೋಗು ಕರ್ಮಾಭಿದಾಯಕ ಪದ, ದೇವರನ್ನು ಜಾಗ್ರತ ಮಾಡ್ತೀರಿ ಅದನ್ನು ತೋರಿಸ್ತಾರೆ. ಕರ್ಮಾಭಿದಾಯಕಕ್ಕೆ ಕ್ರಮಾದಿ ವಿರೋಧ. ನೀವೇನಾದರೂ ಜ್ಯೋತಿಷ್ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಮಾಡಿಬಿಟ್ರೆ ವಸಂತೆ ವಸಂತೆ ಅಂತ ಅನ್ವಯನೇ ಇಲ್ಲ, ಕ್ರಮ ವಿರೋಧ ಬರುತ್ತೆ. ವಿದ್ಯತೆ ಇತ್ಯತಃ ಇದು ಸರಿಯಲ್ಲ ಅಂತ ಕೇಳಿ ಹೇಳುತ್ತಾರೆ. ಇಲ್ಲ, ಜ್ಯೋತಿ ಅಂದರೆ ವಿಷ್ಣುವೇ. ಓಂ ಜ್ಯೋತಿ ರೂಪಕ್ರಮಾಸ್ತು ತಥಾಹಿ ಅಧೀಯತೆ. ಓಂ ಜ್ಯೋತಿರಾಜಿ ಕರ್ಮವಾಚಕತ್ವೇನ ಪ್ರತಿಭಾಭಿಧೇಯೋಪಿ ಸಯೇವಾ. ಅದು ಹಾಗೇನೆ. ಆ ಜ್ಯೋತಿಷ್ಠೋಮಯಾಗದ ಮುಖ್ಯ ಗುರಿ ಯಾವ ಯಥಾ ಪ್ರಕಾರ? ಪರಮಾತ್ಮನೆ. ಆ ಜ್ಯೋತಿಷ್ ಶಬ್ದಕ್ಕೆ ಪರಮಾತ್ಮ ಅಂತಾನೆ ಅರ್ಥ. ಆದ ಪ್ರತ್ಯ ಬರುತ್ತೆ. ಏಷ ಇವಂ ಲೋಕಂ ಮಧ್ಯಾರ್ಥತೆ ಉಪಕ್ರಮ್ಯ ತಾವಾಯೇತಾಃ ಸರ್ವಾರುಚಃ ಸರ್ವೇ ವೇದಾಃ ಸರ್ವೇ ಘೋಷಾಃ ಏಕೈವ ವ್ಯಾಹೃತಿಃ ಪ್ರಾಣ ಏವ ಪ್ರಾಣರುಚಃ ದೇವ ವಿದ್ಯಾ ಅಧೀಯತ ಏಕೆ. ರೈತರೇ ಉಪಯೋಗಿಸ್ತಾರೆ ವಾಕ್ಯ, ರೈತರೇ ಎದುರೇ ಬರುತ್ತೆ. ಭಾವ ಏಕ ಸರ್ವಾರುಚ ಎಲ್ಲ ಋಷ್ಮಂತ್ರಗಳು, ಸರ್ವೇ ವೇದ ಎಲ್ಲ ವೇದಗಳು, ಸರ್ವೇ ಘೋಷ ಎಲ್ಲ ಘೋಷಗಳು, ಏಕೈಕ ಗಾಮತಿ ಒಬ್ಬರನ್ನೇ ಹೇಳ್ತಾ ಇದೆ. ಪ್ರಾಣ ಏವ ಪ್ರಾಣ ಅಂದ್ರೆ ಮುಖ್ಯ ಸಾಕ್ಷಾತ್ ನಾರಾಯಣ ಕೈತರೆಯದಲ್ಲಿ ಸಮನ್ವಯ ಮಾಡಿಬಿಟ್ಟಿದ್ದ. ಆದ್ದರಿಂದ ನೀವು ಕರ್ಮಾವಿದಾಯಕ ಅಂತ ಕೇಳೋದಕ್ಕೆ ಹೋಗಬೇಡಿ. ಎನಿ ವರ್ಡ್ ಎನಿಥಿಂಗ್ ಎನಿ ಲೆಟರ್ ಮೇನ್ ಬೇಸಿಕಲಿ ಕನ್ವೇಸ್ ಗಾಡ್, ಇದನ್ನ ಅರ್ಥ ಅದು ತಾತ್ಪರ್ಯ ಹೇಳ್ತಾರೆ. ಹೇಳ್ತಾರೆ ಓಂ ಕಲ್ಪ ನೋಪದೇ ಚಾಚ್ಯ ಅಥವಾ ಮಧು ವಿದ್ಯಾದಿ ವತ್ ಸರ್ವಶಬ್ದಾರ್ಥತ್ವೇನ ಪರಸ್ಯ ಕಲ್ಪನೋಪದೇಶಾಚ್ಯ ನ ಕರ್ಮಕ್ರಮಾದಿ ವಿರೋಧ. ಈ ಪ್ರಶ್ನೆ ಡೈರೆಕ್ಟ್ ಉತ್ತರ ಅದು. ಅದು ಕೇಳ್ತಾರೆ ಇಲ್ಲಿ ಜ್ಯೋತಿಷಿ ಅಂತ ಹೆಚ್ಚು ಅಂತ ಅರ್ಥ ಮಾಡಿದಾಗ ವಸಂತ ಕಾಲದಲ್ಲಿ ವಸಂತ ಕಾಲದಲ್ಲಿ ವಿಷ್ಣು ಅಂತ ಅರ್ಥ ಮಾಡಬಾರ್ದು. ವಸಂತ ಅಂದರೆ ವಿಷ್ಣು, ವಸಂತ ಅಂದರೆ ವಿಷ್ಣು, ಜ್ಯೋತಿ ಅಂದರೆ ವಿಷ್ಣು, ಉಪಕ್ರಮ ಎಲ್ಲವೂ ವಿಷ್ಣುವೆ. ಅರ್ಥ ಆಯ್ತಾ? ಈಗ ಪ್ರತಿಯೊಂದು ವಿಷ್ಣುವೆ. ಆ ಸಮಸ್ಯೆ ಬರಲಿಲ್ಲ. ನೀವು ಸಮಸ್ಯೆ ಬರೋದು ಯಾವಾಗ? ಎಲೆ ಹಾಕಿ ಸಾರಾಕು ಅಂತ ಹೇಳಿದ್ರು. ಎಲೆನ ವಿಷ್ಣು ಅಂತ ಅರ್ಥ ಮಾಡ್ದ, ಸಾರಸ ನೆಲ ಮೇಲೆ ಹಾಕಿದ. ಹಾಗೆ ಮಾಡೋಂಗಿಲ್ಲ. ಎಲೆನೂ ವಿಷ್ಣು, ಜ್ಯೋತಿ ಎಲ್ಲವೂ ವಿಷ್ಣುವೇ ಆಗಿ ವಿಷ್ಣು ಪರ ಅರ್ಥ ಮಾಡಕ್ಕೆ ಹೊರಟಾಗ ಬೇರೆ ಬೇರೆ ಡಿವೇಷನ್ ಇಲ್ಲೇ ಇಲ್ಲ, ಎಲ್ಲ ವಿಷ್ಣುವಿಗೆ ಹೋಗುದು. ಆದ್ದರಿಂದ ವಿರೋಧ ಬರಲಿಲ್ಲ. ಅರ್ಥ ಆಯ್ತಾ? ಈಗ ಈ ಅರ್ಥ, ಈ ಅರ್ಥ ಕ್ರಮ ಮಾಡಿದಾಗ ವಿಶ್ವ ವಿಷ್ಣು ವಶತ್ಕಾರು ಎಲ್ಲ ವಿಷ್ಣುನಾಮಗಳೇ. ಅದೇ ರೀತಿಯಲ್ಲಿ ಎಲ್ಲ ಶಾಸ್ತ್ರ ವಿಷ್ಣುನಾಮಾವಳಿನೇ. ಯಾವುದೇ ವಾಕ್ಯ ತಗೊಂಡ್ರು ಕೂಡ ನೀನು ಹೋಗಿ ಬಾ, ನೀನು ಹೋಗು ಬಾ, ಎಲ್ಲವೂ ಏನವೋ ವಿಷ್ಣು ಹೆಸರುಗಳೇ, ಎಲ್ಲವೂ ನಾಮಾವಳಿನೇ. ಅವ ಪ್ರಾಬ್ಲಮ್ ಇಲ್ಲ, ಮತ್ತೆ ಮಿಸ್ ಮಾಡಬಾರ್ದು. ಅದಕ್ಕೆ ಆ ರೀತಿ ಅರ್ಥ ಮಾಡಿಕೊಳ್ತಾಗ ಕನ್ಫ್ಯೂಷನ್ ಬರೋದಿಲ್ಲ. ಕನ್ಫ್ಯೂಷನ್ ಅದಕ್ಕೆ ಕಲ್ಪನೋಪದೇಶಾಚ್ಯ ಮಧ್ವಾದಿವತ ವಿರೋಧ ಮಧು ವಿದ್ಯಾದಿವತ್ ಸರ್ವಶಬ್ದಾರ್ಥತ್ವೇನ ಪರಶ್ಯ ಕಲ್ಪನೋಪದೇಶಾಚ್ಯ ಎಲ್ಲ ಶಬ್ದಗಳು ಪರಮಾತ್ಮನ ಹೇಳುತ್ತೆ ಅಂತ ಹೇಳಿದ ಮೇಲೆ ನ ಕರ್ಮ 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 ಕ್ರಮಾದಿ ವಿರೋಧ ವಿರೋಧ ಬರ ಸಂಭವ ಇಲ್ಲ. ಅದಕ್ಕೆ ಮುಂದೆ ಬರುತ್ತೀಗ ಈ ಪ್ರಶ್ನೆ ಬಿಟ್ಟಿಲ್ಲ ಇನ್ನೂ ಕೂಡ. ಬೇರೆ ಕಡೆ ವ್ಯವಹಾರ ಮಾಡೋದು ಹೇಗೆ? ಎಲ್ಲ ನೀವು ಮಾಡಿಬಿಟ್ಟು ಅಡುಗೆ ಊಟ ಆಗೋದು ಹೇಗೆ? ಅದಲ್ಲ ಕಂಡಕ್ಟರ್ ಟಿಕೆಟ್ ಕೊಡೋದು ಹೇಗೆ? ದುಡ್ಡು ಕೊಟ್ಬಿಟ್ಟು ಟಿಕೆಟ್ ಕೊಡೋದ್ರೆ ಏನೋ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ? ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ಮತ್ತೆ. ಓಂ ಗತೈ ಶೋಭ ಸಂಗ್ರಹ ದಪಿ ನಾನಾ ಭಾವ ಅತಿರೇಕಾಶ್ಚ ಓಂ ನಾ ಸಂಕ್ಷೋಭ ಸಂಗ್ರಹ ದಪಿ ನಾನಾ ಭಾವ ಅತಿರೇಕಾಶ್ಚ ಓಂ ಯಸ್ಮಿನ್ ಪಂಚ ಪಂಚ ಜನ ಆಕಾಶಶ್ಚ ಪ್ರತಿಷ್ಠಿತ ಇತ್ಯಾದಿಷು ಸಂಕ್ಷೋಭ ಸಂಗ್ರಹೇತಿ ಅವಿರೋಧ. ಬಹಳ ಇಂಪಾರ್ಟೆಂಟ್ ಇದೆ. ಹೇಳ್ತಾರೆ ವಾಕ್ಯ ಇದೆ, ಯಸ್ಮಿನ್ ಪಂಚ ಪಂಚ ಜನ ಆಕಾಶಶ್ಚ ಪ್ರತಿಷ್ಠಿತ, ಎಲ್ಲಿ ಪಂಚ ಪಂಚ ಜನರು ಆಕಾಶವೂ ಕೂಡ ನೆಲೆಗೊಂಡಿದೆಯೋ ಅಂತಿದೆ. ಇಲ್ಲಿ ಸಂಖ್ಯಾವಾಚಕ ಪದಗಳಿವೆ. ಇದು ದೇವರನ್ನ ಹೇಳುತ್ತಾ ಅಂದರೆ ಹೌದು, ದೇವರನ್ನ ಹೇಳುತ್ತೆ. ಕರ್ಮವಾಚಕ, ಅವ್ಯಕ್ತವಾಚಕ, ಸಂಖ್ಯಾವಾಚಕ ಎಲ್ಲ ದೇವರನ್ನ ಹೇಳೋದು. ಅನ್ಯತ್ರ ಪ್ರಸಿದ್ಧ ಇದೆ. ನಂಬರ್ ದೇವರು ಹೇಳ್ತಾ ದೇವರು ನಂಬರು ದೇವರನ್ನ ಹೇಳ್ತಾ ಇದೆ ಹೇಗೆ ಅಂತ ತೋರಿಸ್ತಾರೆ. ತಶ್ಚೈವ ಆಕಾಶಾದಿಷು ನಾನಾ ಭಾವ ಅತಿರಿಕ್ತ ಸ್ವರೂಪತ್ವಾಚ್ಯ ಆಕಾಶಾದಿಗಳಲ್ಲಿ ಪರಮಾತ್ಮ ಅನೇಕ ರೂಪಗಳು ನಿರ್ತಾನಾದ್ರಿಂದಾಗಿನೇ ನಂಬರ್ ಹೇಳ್ತಕ್ಕಂಥ ಪದಗಳು ಭಗವಂತನ ಹೇಳ್ತಾ ಇದೆ. ಪಂಚ ಪಂಚಜನಾನಾಹ, ಇಲ್ಲಿ ಪಂಚಜನ ಅಂತ ಬಂದಿದೆ. ಪಂಚಜನ ಯಾವ ಅಂತ ಕೇಳಿದರೆ ಪ್ರಾಣಾದಯೋ ವಾಕ್ಯಶೇಷ. ಪ್ರಾಣ ಪ್ರಾಣ ಪಾನ ಗಾನ ಉದಾನ ಸಮಾನ ಅಂತ ಒಂದರ್ಥ, ಅಥವಾ ಇಂದ್ರಿಯಗಳು ಪಂಚ ಇಂದ್ರಿಯಗಳು ಇನ್ನೊಂದರ್ಥ. ಪ್ರಾಣಶ್ಚ ಪ್ರಾಣಂ ಚಕ್ಷುಷಕ್ಷು ಶ್ರೋತ್ರಶ್ಚ ಶ್ರೋತ್ರಂ ಅನ್ನಶ್ಚ ಅನ್ನಂ ಮನಸೋ ಮನಃ ವಾಕ್ಯಶೇಷ. ಅವೆಲ್ಲವೂ ಭಗವಂತರ ಅರ್ಥಗಳು. ಪಂಚ ಪಂಚ ಜನ ಅಂದ್ರೂ ಭಗವಂತ, ಪ್ರಾಣ ಚಕ್ಷು ಏನು ಹೇಳಿದ್ರು ಮತ್ತೆ ದೇವರಿಗೆ ಅರ್ಥ. ಹಾಗೇನು ಸಮಸ್ಯೆ ಬರೋದಿಲ್ಲ. ಓಂ ಜ್ಯೋತಿಷ ಏಕೇಶಾಂ ಅಸತಿ ಅನ್ನೇ ಓಂ ತದ್ದೇವಾ ಜ್ಯೋತಿಷಾಂ ಜ್ಯೋತಿ ಅನೇನ ಪ್ರಾಣ್ವಾನಾಂ ಪಂಚಕಂ. ಪಂಚ ಪಂಚ ಜನರು ಅಂತ ಹೇಳಬೇಕಾದ್ರೆ ಜ್ಯೋತಿಷ್ಟು ಮೊದಲಾದ ಐದು ಅಂತ ಹೇಳಿ ಕಾಣ್ವಚಾಕ್ಯ, ಪ್ರಾಣ ಮೊದಲಾದ ಐದು ಅಂತ ಹೇಳಿ ಈ ಚಾಕ್ಯ, ಮತ್ತು ಏನೇ ತಗೊಂಡ್ರು ಕೂಡ ಎಲ್ಲವೂ ಭಗವದ್ವಾಚಕ ಅಂತ ಹೇಳಿ ಕೆಲವು ಐದು ಆರು ಇತ್ಯಾದಿ ಬಂದ ಕಾಲಕ್ಕೆ ಆಯಾ ಒಂದು ಕಾನ್ಸೆಪ್ಟ್ದೊಳಗೆ ಪ್ರಸಂಗದೊಳಗೆ ಬೇರೆ ಬೇರೆ ಅರ್ಥ ಇರಬಹುದು. ಬಟ್ ಒಟ್ಟು ದೇವರು ಹೇಳುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ವಿವಾದ ಇಲ್ಲ. ಅವಾಂತರ ಕಾರಣತ್ತೇನಾಪಿ ಲಯೇ ವಚ್ಯತೆ ಇತಿ ವಕ್ತಿ ಓಂ ಕಾರಣತ್ತೇನ ಚ ಆಕಾಶಾದಿಷು ಯಥಾ ಉಪದಿಷ್ಟೋಕ್ತೇ ಓಂ ಆಕಾಶಾದಿಷು ಅವಾಂತರ ಕಾರಣತ್ವೇನ ಸೇವ ಸ್ಥಿತಃ ತಥಾ ಜಪತಿ ಸತ್ಯೈವ ಪರಸ್ಯ ಆಕಾಶೇ ತಿಷ್ಠತ್ ಇತ್ಯಾದಿನ ಆಕಾಶಾದಿಷು ಉಕ್ತೇ ಆಕಾಶಾದಿ ಕರಣ. ಇದು ಹೊಸ ದೀಪ ಆಯ್ತು ಬಿಡಿ. ಈಗ ಅವಾಂತರ ಕಾರಣ ಅಂತಿದೆ. ಪ್ರೈಮರಿ ಕಾಸ್ ದೇವರು ತೊಕೊಂಡ್ಬಿಡೋಣ. ಈ ಸೆಕೆಂಡರಿ ಕಾಸ್ ದೇವರು ಅಂತ ಹೇಗೆ ಅರ್ಥ ಮಾಡ್ತೀರಿ? ಮೇಯಾಕರು ಹಾಗೆ ಹೇಳೋದು. ಪ್ರೈಮರಿ ಕಾಸ್ ಪರಮಾತ್ಮ, ಸೆಕೆಂಡರಿ ಕಾಸ್ ದೇವರಲ್ಲ. ಗೊತ್ತಾಯ್ತಾ? ಅದಕ್ಕೆ ನಮ್ಮಲ್ಲಿ ಹಾಗಲ್ಲ. ಸೆಕೆಂಡರಿ ಕಾಸು ಪರಮಾತ್ಮ. ಈ ಆಕಾಶ ಹುಟ್ಟಿತು, ಅದರಿಂದ ವಾಯು ಹುಟ್ಟಿತು, ತೇಜಸ್ ಹುಟ್ಟಿತು ಅಂತ ಕೇಳಿದ್ರೆ ಆಕಾಶದಿಂದ ದೇವರಿಂದ ಆಕಾಶ ಹುಟ್ಟಿತು, ಅದರಿಂದ ವಾಯು ಹುಟ್ಟಿತು ಅಂತ ಲಿಂಕ್ ಅಷ್ಟೇ ಅಲ್ಲ. ದೇವರಿಂದ ಆಕಾಶ ಅಂದ್ರೂ ವಿಷ್ಣುವೇ, ವಾಯು ಅಂದ್ರೂ ವಿಷ್ಣುವೇ. ಯಾಕೆ ಆಕಾಶದೊಳಗಿನ ಸೃಷ್ಟಿ ಮಾಡೋದು ವಾಯುವನ್ನು ಮತ್ತೆ ವಿಷ್ಣುವೇ. ಅರ್ಥ ಆಯ್ತಾ? ಈ ಹಾಲಿನಿಂದ ಮೊಸರಾಯ್ತು ಅಂದ್ರೆ ಕರೆಕ್ಟು, ವಿಷ್ಣುವಿನ ಮೊಸರಾಯ್ತು ಅಂದ್ರೆ ಕರೆಕ್ಟು. ಯಾಕೆ ಹಾಲಿನೊಳಗಿ ಮೊಸರು ಮಾಡಿದ್ರು ಯಾರು? ಮತ್ತೆ ವಿಷ್ಣುವೆ. ದೇರ್ಫೋರ್ ಪಂಡವ ಮೇನ್ ಕಾದು ಭಗವಂತನೇ, ಸೆಕೆಂಡರಿ ಕಾದು ಪರಮಾತ್ಮನೇ. ಸೆಕೆಂಡರಿ ಕಾದು ಪ್ರೈಮರಿ ಕಾದು ಎಲ್ಲ ಒಂದಾಗಬಾರ್ದು. ದೇವರಲ್ಲಿ ಎಲ್ಲವೂ ಅವನೇ ಆಗ್ತಾನೆ. ಇದು ದೇವರ ವೈಶಿಷ್ಟ್ಯ. ಪ್ರತಿ ಸಕಾರಣ ಕಾರಣ ತಸ್ತೋತಿ ತಸ್ಯಾತಿ ಹೇತು ಪರಹೇತು ಹೇತು. ಎಲ್ಲಿ ವಾಕ್ಯ ಅದು? ಎಲ್ಲಿದು? ಬ್ರಹ್ಮಪಾರಸ್ತೋತ್ರ. ಪ್ರತಿನಿತ್ಯ ಹೇಳೋದು, ಅದು ಹೇಳಿದ ಮೇಲೆ ದೇವರು ಮುಟ್ಟ ಅಧಿಕಾರ ಬರೋದು. ಹಾ, ಬ್ರಹ್ಮಪಾರಸ್ತೋತ್ರ. ಸಕಾರಣ ಕಾರಣ ತಸ್ತೋತಿ ತಸ್ಯಾತಿ ಹೇತು ಪರಹೇತು ಹೇತು. ಎಲ್ಲ ಕಾರಣಗಳಿಗೂ ಕಾರಣ ಅಂದ್ರೆ ದೇವರೇ. ಅಡಿಗೆ ಯಾರೋ ಮಾಡಿದ್ರು, ಸರಿ. ಪಾತ್ರೆಗಳು ಮತ್ತೆ ದೇವರು ಇರಬೇಕಲ್ಲಿ. ಆಮೇಲೆ ನೀರು ದೇವರು ಇರಬೇಕು, ಬೆಂಕಿ ಮತ್ತೆ ದೇವರು ಇರಬೇಕು, ಎತ್ತದ ಮತ್ತೆ ದೇವರು ಇರಬೇಕು. ದೇವ್ರು ಯಾವ ಸ್ಥಳದಲ್ಲಿ ಲಿಂಕ್ ಆದ್ರೆ ಲಿಂಕ್ ತರ್ತದೆ ಏನಾಗುತ್ತೆ? ಕಥೆ ನಿಂತು. ಅದನ್ನು ಮುಖ್ಯ ಕಾರಣನು ಪರಮಾತ್ಮ, ಅವಾಂತರ ಕಾರಣನು ಪರಮಾತ್ಮ. ನಮಗೆ ಒಂದು ಕಡೆ ನೋಡಿದ್ರೆ ಅರ್ಥ ಮಾಡೋ ಕ್ರಮ, ಅನುಸಂಧಾನ ಕ್ರಮ ಎರಡು ಗೊತ್ತಾಗ್ತಾ ಇದೆ. ಅರ್ಥ ಮಾಡ್ಕೊಂಡು ಬ್ರಹ್ಮಸೂತ್ರ ಮೆಕ್ಯಾನಿಕಲಿ ಓದೋದು ಬೇರೆ, ಅಪ್ಲೈ ಮಾಡ್ಕೊಂಡು ಹೋಗೋದು ಬೇರೆ. ಸಮನ್ವಯಾಧ್ಯಾಯ ಕೇಳಿದ ಮೇಲೆ ಏನು ತಾವು ನಿಶ್ಚಿಂತೆಯ ದೇವರ ಜ್ಞಾನ ಯಾವಾಗಲೂ ಕೂಡ ದೇವರ ಕಡೆ ಮನಸ್ಸಾಕ್ಬೋದು. ಯಾಕೆಂದ್ರೆ ಎಲ್ಲ ದೇವರು ಹೇಳುತ್ತಲ್ಲ, ಗಂಟೆ ಬಾರಿಸಿದ್ರು ದೇವರು ಹೇಳುತ್ತೆ, ಯಾರು ಜೋರ ಕೂಗಿದ್ರು ಅಯೋಧ್ಯ ಆದ್ರು ಅದು ದೇವರು ಹೇಳುತ್ತೆ. ಮತ್ತೆ ದೇವರು ಹೇಳಿದ್ರೆ ಪದಗಳೇ ಇಲ್ಲ ಆದ್ದರಿಂದ ಸರ್ವತ್ರ ನಮಗೆ ಒಂದು ಪದ ದೇವರು ಹೇಳುತ್ತೆ ನಾವು ಕುತ್ಕೊಂಡ್ರೆ ದೇವರು ಹೇಳಿದ್ರೆ ಪದಗಳೇ ಇಲ್ಲ ಅಂತ ಶಾಸ್ತ್ರ ಇಲ್ಲ. ಅದಕ್ಕೆ ನೀವು ದೇವ್ರ ಹೆಸರು ಬಂತು ದೇವ್ರ ಹೆಸರು ಹೇಳಿ ಪರವಾಗಿಲ್ಲ, ಆದರೆ ದೇವ್ರ ಹೆಸರು ಬರಲಿಲ್ಲ ಅಂತ ಏನೋ ಬಂತಲ್ಲ ಅದೇ ದೇವ್ರ ಪರ ಅಂತ ತಿಳ್ಕೊಳ್ಳಿ. ಭಾಳ ಸಿಂಪಲ್ಲ ಹೌದಲ್ಲ? ಎಲ್ಲ ಹೆಸರು ದೇವ್ರು ಹೇಳುತ್ತೆ ಅಂದರೆ ಕನ್ಫ್ಯೂಷನ್ ಇಲ್ಲ. ಉದಾಹರಣೆಗೆ ಯಾವುದು ಎಲ್ಲವೂ ಅದನ್ನು ಹೇಳ್ತಾರೆ ಬಿಡೋದಿಲ್ಲ. ಈಗ ಬೈಯೋದು ಏನಾರು ಹೇಳ್ಕೊಂಡಿದ್ದೀವಿ ದೇವ್ರನ್ನೇ ಹೇಳುತ್ತಾರೆ. ಈ ತೃಪ್ತಿಯನ್ನು ಪದ ಬಯ್ಯ ಶಬ್ದತಾರೆ ಅದು ಹೇಗೆ ದೇವ್ರನ್ನ ಹೇಳುತ್ತೋ ಎಲ್ಲ ಶಬ್ದಗಳು ದೇವರನ್ನ ಹೇಳುತ್ತಾ ಇದೆ. ಯಾರು ಹೇಳ್ತಾರೆ ಈಗ ಮುಂದೆ ಅದೇ ಬರ್ತಿರೋದು ಈಗ ಗೊತ್ತಾಯ್ತಾ? ಮುಖ್ಯ ಕಾಲದಲ್ಲಿ ಪರಮಾತ್ಮ ಇದ್ದಾನೆ, ಅವಾಂತರ ಕಾಲದಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳೋದ್ರಿಂದ ಎಲ್ಲದನ್ನೂ ಭಗವದ್ ವಾಚಕತ್ವ ಬರುತ್ತೆ. ಈಗ ಸರ್ವ ಶಬ್ದಾನ ಪರಮಾತ್ಮ ವಾಚಕತ್ವೇ ಅಥವಾ ವ್ಯವಹಾರ ಮುಖ್ಯತೋ ಪ್ರವೀತಿ. ಎಲ್ಲ ಶಬ್ದಗಳು ಭಗವದ್ ವಾಚಕ ಅಂತ ಹೇಳಿದ ಮೇಲೆ ವ್ಯವಹಾರ ಮಾಡೋದು ಹೇಗೆ ಅಂತ ಪ್ರಶ್ನೆ ಬಂತ. ಹೇಳಿಲ್ಲ ಊಟಕ್ಕೆ ಕಾಫಿ ತೊಗೊಂಡಿ ಅಂತ, ನಾನು ಕಾಫಿ ಅಂದ ನಾರಾಯಣ ಅಂತ ಹೇಳಿದ್ರೆ ತಗೊಂಡು ನಾರಾಯಣ ಬಂದಂದ ನಾರಾಯಣ ಹಾಗೆ ಕೂತಿರೋದು ಅಂತ ಹೇಳಿ ಕಾಫಿ ಬಂದ್ರೆ ಸಿಕ್ಕಿ ಬರ್ತದೆ. ಸರಿ ಎಷ್ಟು ಬರುತ್ತೆ ಅಂದ್ರೆ ನಾರಾಯಣ ಕೈ ಕೊಟ್ಟಾಗ ಸರಿ ಅಂತ ಅದೇ ವ್ಯವಹಾರ ಅಂತ ಹೇಳ್ತಾರೆ. ಸಮಾಕರ್ ಸಾಧಿಕರಣ ಅಂತ ಸಮಾಕರ್ ಸಾಹೋ ಹೇಳ್ತಾರೆ. ವೇದಗಳು ಪರಮಾತ್ಮ ಪರಮ ಮುಖ್ಯಾರ್ಥ ಎಲ್ಲದಕ್ಕೂ ಪರಮಾತ್ಮನೇ. ವ್ಯವಹಾರ ಏನ್ ಮಾಡ್ತೇವೆ ನಾವೀಗ ಆ ಶಬ್ದಗಳನ್ನ ಬೇರೆ ಕಡೆ ಉಪಯೋಗಿಸಿ ಶುರು ಮಾಡ್ತೇವೆ ಅಂತ ಹೇಳ್ತಾರೆ. ಅದೇ ಶಬ್ದಗಳನ್ನ ದೇವ್ರ ಉಪಯೋಗಿಸ್ತೇವೆ. ಹೆಸರಿಡಬೇಕಾಗಿದೆ, ನಮ್ಮ ತಾತ ಹೆಸರು ಅಂತ ಹೇಗಿಡ್ತೇವೋ, ಉತ್ತಾಸ ಹೇಗಿಡ್ತೇವೋ, ದೇವ್ರ ಹೆಸರನ್ನ ಅಪ್ಲೈ ಮಾಡಿ ಉತ್ಸಾಹ ಹೋಗ್ತೇವೆ ಅಂತ ಹೇಳ್ತಾರೆ. ಯೋಚನೆ ಹೇಳ್ತಾರೆ ಪರಮಾತ್ಮಾಚಿನ ಶಬ್ದ ಅತ್ಯತ್ರ ಸಮಾಕೃಷ್ಯ ವ್ಯವಹರಿಯಂತೆ. ದೇವ್ರು ಹೇಳ್ತಕ್ಕಂಥ ಶಬ್ದಗಳನ್ನೇ ನಾವು ಬೇರೆ ಕಡೆಗೆ ಏನ್ ಮಾಡ್ತೇವೆ ಉಪಯೋಗಿಸಿ ವ್ಯವಹಾರ ಮಾಡಿ ಉಪಯೋಗಿಸ್ತಾ ಇದ್ದೇವೆ. ವ್ಯವಹರಿಯಂತೆ ಪರಸ್ಯ ವಾಚಕ ಶಬ್ದ ಚೇತರೇಷ್ವಿ ವ್ಯವಹರಿಯಂತೆ ಸತತಂ ಲೋಕವೇದಾನುಸಾರತಃ ಪರಸ್ಯ ವಾಚಕ ಶಬ್ದ. ಎಲ್ಲ ದೇವನ ಹೇಳ್ತಕ್ಕ ಶಬ್ದಗಳನ್ನೇ ಸಮಾಕೃಷ್ಯ ಇತರೇಷ್ವಿ ಅಂತ ತಂದುಬಿಟ್ಟು ಏನ್ ಮಾಡ್ತೇವೆ ನಾವೀಗ ಇತರೇಷ್ವಿ ವ್ಯವಹರಿಸಿದ್ರೆ ವ್ಯವಹಾರ ಮಾಡ್ತಾ ಇದ್ದೇವೆ. ಸತತಂ ಲೋಕವೇದಾನುಸಾರತ ಲೋಕ ವ್ಯವಹಾರ ವೇದ ವ್ಯವಹಾರಗಳನ್ನ ನಾವು ಮುಖ್ಯಾರ್ಥದಿಂದ ಕಡಿಮೆ ಅರ್ಥಕ್ಕೆ ಬಳಸ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದೇವೆ. ದೇವ್ರ ಮನೆ ಅಂತ ಹೇಳ್ತೇವೆ, ಓಡಾಡ್ತೇವೆ ನಾವು ದೇವ್ರ ಮನೆಯಲ್ಲಿ. ಇತ್ತಾದ್ರೂ ಯಾರು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಓಡಾಡ್ತೇವೆ, ಕೂಡ್ತೇವೆ, ಜಪ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಮಂಟಪದ ದೇವರು ಕುರಿತು ಸರಿಯಾಗಿ ತಗೋತೀವಿ, ಮತ್ತೆ ಇಷ್ಟಾದ್ರೂ ದೇವ್ರ ಮನೆಯೇ ನಮ್ದಲ್ಲ, ಬಟ್ ವ್ಯವಹಾರಕ್ಕೆ ದೇವ್ರ ಮನೆ ಅಂತ ಕಾರ್ಯದ ವಿವೇಚನೆ ಮಾಡಿಕೊಳ್ಳಿ. ಆ ದೃಷ್ಟಿಯಿಂದ ಅಷ್ಟು ವ್ಯವಹಾರ ಮಾಡಲು ಸಮಾಕರ್ಷ ಅಂತದ್ದು, ಸಮಾಕರ್ಷವನ್ನು ಮಾಡ್ಕೊಂಡು ಉಪಯೋಗಿಸ್ತೇವೆ. ಇದು ಒಂದು ಪಾಯಿಂಟ್. ಮತ್ತೆ ಹೇಳ್ತಾರೆ, ತರ್ಹಿ ಕಥಂ ತೇಷಾಂ ಶಬ್ದಾನ ಜಗತಿ ಪ್ರಸಿದ್ಧಿ. ಹಾಗಿದ್ರೆ ಆ ಶಬ್ದಗಳು ಜಗತ್ತಲ್ಲಿ ಪ್ರಸಿದ್ಧಿಗೆ ಹೇಗೆ ಬರಬೇಕು ಅಂತ ಕೇಳಿದ್ರೆ, ಒಬ್ಬ ಜಗದ್ವಾಚಿತ್ವಾಸು, ಜಗದ್ವಾಚಿತ್ವ ಪದಗಳಿಗೆ ಉಂಟು. ಇದು ಹೊಸ ವಿಷಯ. ಆಚಾರ್ಯ ಹೇಳ್ತಾರೆ, ಪ್ರತಿಯೊಂದು ಶಬ್ದಕ್ಕೂ ಕೂಡ ಬೇಸಿಕ್ ಮೀನಿಂಗ್ ಪರಮಾತ್ಮನೇ. ಅನಂತರದ ಅರ್ಥ ಏನು? ದೇವತೆಗಳು. ದೇವತೆಗಳು ಅನಂತರದ ಅರ್ಥ ಏನು? ಆಯಾ ವಸ್ತುಗಳು. ಮೂರು ಅರ್ಥ ಇದೆ, ಗೊತ್ತಾಯ್ತಾ? ಮೂರು ಅರ್ಥ ಇರೋದ್ರಿಂದ ಮೊದಲನೇ ಅರ್ಥದಲ್ಲಿ ದೇವರದ್ದು ಅರ್ಥ ಮಾಡಬೇಕು, ಎರಡನೇ ಅರ್ಥದಲ್ಲಿ ಆಯಾ ದೇವತೆಗಳಂತ ಅರ್ಥ ಮಾಡಬೇಕು, ಇನ್ನೊಂದು ಅರ್ಥದಲ್ಲಿ ಆಯಾ ಪದಾರ್ಥಗಳಂತ ಅರ್ಥ ಮಾಡಬೇಕು. ಅರ್ಥ ಆಯ್ತಾ ಈಗ? ಆದ್ದರಿಂದ ಮೂರು ಅರ್ಥನೂ ಶಬ್ದಕ್ಕಿದೆ, ಮೂರಂತ ಶಬ್ದಕ್ಕಿದೆ. ಬಟ್ ಲೋಕದ ವ್ಯವಹಾರ ಮಾಡಬೇಕಾದ್ರೆ ಈ ಅರ್ಥ ಇಟ್ಕೊಂಡು ಬರ್ತೇವೆ, ಶಾಸ್ತ್ರ ವ್ಯವಹಾರ ಮಾಡಿದ್ರೆ ದೇವರು ಇಟ್ಕೊಂಡು ಬರ್ತೇವೆ. ಒಂದಕ್ಕೊಂದು ಕನ್ಫ್ಯೂಷನ್ ಬರೋದಿಲ್ಲ. ನೀವು ಏನೇ ದೇವರು ದೇವರು ಏನೇನು ದೇವರು ಅನ್ನನೋ ದೇವರು ಸಾರು ದೇವರು ಅಂತ ಯಾವ ಮಾಡ್ಕೋಬಹುದು? ಧ್ಯಾನ ಅನುಸಂಧಾನದ ಆಯ್ತು, ಏನು ತಪ್ಪಲ್ಲ. ಅಷ್ಟು ಶಕ್ತಿ ಇಲ್ಲದಾಗ ಬಿಸ್ಯೂಸ್ ಮಾಡಬಾರ್ದು. ಬಿಸ್ಯೂಸ್ ಮಾಡಕ್ಕೆ ಹೋದ್ರೆ ಪ್ಲಾನ್ ಮಾಡಿ, ನೀವು ಬಿಸ್ಯೂಸ್ ಮಾಡದ ಹೋದ್ರೆ ಉಪಯೋಗಿಸಿದ್ರೆ ಏನು ಯೋಚನೆ ಇಲ್ಲ. ಅರ್ಥ ಆಯ್ತಾ? ಈಗ ಧ್ಯಾನ ಕೂತಕಾಲಕ್ಕೆ ದೇವ್ರ ಪೂಜಾ ರೂಪ, ಸಂಧ್ಯಾನ್ಯ ರೂಪ, ನೋ ಪ್ರಾಬ್ಲಮ್. ಅಥದ್ದ ಸಮಾಧಿ ಸ್ಥಿತಿಯಲ್ಲಿ ಕೂತಕಾಲಕ್ಕೆ ಏನು ಬಿಟ್ಟರು ಲೋಪ ಇಲ್ಲ. ಆ ಎಚ್ಚರ ಇದ್ದಾಗ ಬಿಟ್ಟರೆ ಮೋಸ. ಅದು ಹೇಗೋ ಇದು ಹಾಗೆ. ಸೊ ನಮಗೆ ದೇವ್ರ ಎಲ್ಲ ಶಬ್ದಗಳು ದೇವರನ್ನ ಹೇಳ್ತಕ್ಕಂಥ ಜ್ಞಾನ ಇದ್ದರೆ ಚಿಂತೆಗಳು ಸಂಧಾನ ಮಾಡಿ, ನೋ ಪ್ರಾಬ್ಲಮ್. ಆದರೆ ಇಲ್ಲದ ಹೋದ ಕಾಲಕ್ಕೆ ಮಾತ್ರ ಏನರ್ಥ ಕೊಡುತ್ತೋ ಅದನ್ನೇ ಹೇಳಬೇಕು. ಇನ್ನೊಂದು ಸಮೋಸ ಮಾಡಿಕೊಂಡಾಗ ಅರ್ಧ ಜನತೆಯ ಅಂತ ಕರೀತಾರೆ. ಒಂದು ಪಾಠ ಅಲ್ಲಿ ಉಪಯೋಗಿಸಿ, ಇನ್ನೊಂದು ಪಾಠ ಇಲ್ಲಿ ಹಾಗೆ ಉಪಯೋಗಿಸ್ತಾರೆ. ಕನ್ಸಿಸ್ಟೆಂಟಾಗಿ ಉಪಯೋಗಿಸಿ ತಪ್ಪಿಲ್ಲ. ಅರ್ಥ ಆಯ್ತಾ? ಈಗ ನಮಗೆ ಬೇರೆ ಮತ್ತೆ ಪ್ರಾಬ್ಲಮ್ ಬರುತ್ತೆ. ನಮ್ಮ ಮತ್ತೆ ಪ್ರಾಬ್ಲಮ್ ಇಲ್ಲ, ಮೂರು ಅರ್ಥ ಇದೆ ಅಂತ ಆಚಾರ ಹೇಳ್ಬಿಟ್ರಲ್ಲ, ಸಮಸ್ಯೆ ಇಲ್ಲ. ಏನು ಏನ ಹೌದು, ದೇವತೆಗಳು ನಾರಾಯಣ. ಆ ಚಿಂತನೆ ನೈವೇದ್ಯ ನಾನು ಕರೆಯೋದು, ನೈವೇದ್ಯ ಪ್ರತಿಯೊಂದು ಪದಾರ್ಥ ನಡೆಯೋದು ಹಾಗೆ. ಜ್ಞಾನಿಗಳಿಗೆ ಒಂದು ಉದಾಹರಣೆಗೆ, ಕೇ ಅನ್ನ ತೋಮ ಅಂತ ಹೇಳಿದ, ಅನ್ನ ಅಂದ್ರೆ ಕೆ ಶಿವ ಅಂತ ಹೇಳ್ಬೇಕಾ? ಅಪ್ಲೈ ಮಾಡ್ಬೋದು ಅಂದ್ರೆ ಜ್ಞಾನಿಗಳು ಮಾಡ್ತಾರೆ, ಗೊತ್ತಾಯ್ತಿಲ್ಲ. ಅವ್ರು ಅನ್ನಗಿನ ಏನೇನೇ ಇಲ್ಲ, ಕೇಶವನ ಧ್ಯಾನ ಮಾಡುತ್ತಾ ಪಟ್ಟು ತುಂಬುತ್ತೆ ಅಂತ ಹೇಳ್ತಾರೆ. ಆ ಶಕ್ತಿ ಅವರಿಗೆ ಕೇಶವ ಕೇಶ ಅನ್ನ ಆಕ್ಚುಲಿ ಅನ್ನಕ್ಕೆ ಪಟ್ಟ ತುಂಬಿಸೋ ಯಾತಕ್ಕೆ ಬಂದು ಶಕ್ತಿ ಯಾತಕ್ಕೆ ಬಂತು? ಅವ್ರಿಗೆ ಕೇಶವ ರೂಪ ಇರೋದಿಲ್ಲ, ಡೈರೆಕ್ಟ್ ಧ್ಯಾನ ಮಾಡಿದ್ರೆ ಬಂದೇ ಬಿಡುತ್ತಲ್ಲ. ಆ ಶಕ್ತಿ ನಮಗಿರಬೇಕು ಅಷ್ಟೇ, ಅರ್ಥ ಆಯ್ತು? ಆ ಶಕ್ತಿ ನಮಗಿರಬೇಕು. ಉದಾಹರಣೆಗೆ ಈಗಾದ ಶಕ್ತಿ ಇದ್ದವನು ಹೇಗೆ ಮುಡುಗಿತ್ತಾನೋ ಹಾಗೆ ಹುಡುಗವ್ರು ಹಾಗೆ ಮುಡಿಗೋಗ್ಬಿಡ್ತಾರ. ಆ ಅನುಸಂಧಾನ ಮಾಡೋ ಸಾಮರ್ಥ್ಯ ಇದ್ದವ್ರು ಮಾಡಿದ್ರೆ ತಪ್ಪಲ್ಲ. ಇಂಥ ಹೋದ್ರೆ ಅದು ಉದರ ವೈರಾಗ್ಯ ಇದು ನಮ್ಮ ಬದವನಾಭದ ವೇಷಭಕ್ತಿ ಇಲ್ಲ, ಅದು ಆಟಾಡ ಬಿಡ್ತಾರೆ ಅಂತ ಕೇಳ್ತಾರೆ. ಹಾಗೆ ಮಾಡಬಾರ್ದು. ಜಗತ್ತಿ ವ್ಯವಹಾರವು ಕಷ್ಟ ಅದು ಪರಮಾತ್ಮರಿ ತಥ ಅದು ಜಗತಿ ಪ್ರಸಿದ್ಧಿ ಶಬ್ದಾನ. ಜಗತ್ತಿನ ವ್ಯವಹಾರದೊಳಗೆ ಆ ಎರಡನೇ ಅರ್ಥದಿಂದ ಪ್ರವೃತ್ತಿ ಮಾಡ್ತಾ ಇದ್ದಾರಾದ್ದರಿಂದ ಅದು ತಪ್ಪಲ್ಲ. ದೇವ್ರ ಬಗ್ಗೆ ವಿಚಾರ ಮಾಡಬೇಕಾದ್ರೆ ದೇವ್ರ ವಿಷಯನೇ ಹೇಳಬೇಕು, ಬೇರೆಯವರು ವ್ಯವಹಾರ ವ್ಯವಹಾರ ಮಾಡಬೇಕಾದ್ರೆ ಆಯಾ ಪದಗಳು ಏನು ಅರ್ಥ ಹೇಳುತ್ತೋ ಅದನ್ನೇ ಉಪಯೋಗಿಸಿ, ಸಮಸ್ಯೆ ಇಲ್ಲ. ಓಂ ಜೀವ ಮುಖ್ಯ ಪ್ರಾಣಲಿಂಗಾದಿ ತದ್ವ್ಯಾಖ್ಯಾತ. ಓಂ ಜೀವ ಮುಖ್ಯ ಪ್ರಾಣಲಿಂಗಾದಿ ತದಧೀನತ್ವಾಚ್ಯತ್ವಿತ್ಯುಕ್ತ ಜೀವ ಮುಖ್ಯ ಪ್ರಾಣಯೋರ್ಲಿಂಗಂ ಅತ್ಯದೈಕಾಂ ಶಾಖಾಂ ಜೀವೋ ಜಹಾತಿ ಸಮಾಶುಷ್ಯತಿ ವಾಯುರಾಹಿ ಲೋಕಾಃ ನೀಯಂತೆ ಇತ್ಯಾದಿ ಶ್ರುತಿಭ್ಯಃ ಏನ್ನ ಉಪಾಸಾ ತ್ರೈವಿಧ್ಯಾದಿ ವ್ಯಾಖ್ಯಾತತ್ವಾತ್. ಅಂದ್ರೆ ಒಂದು ಅದ್ಯ ಯದೈಕಾಂ ಶಾಖಾಂ ಜೀವೋ ಜಹಾತಿ ಅಥವಾ ಶುಷ್ಯತಿ. ಒಂದು ಮರ ಇದೆ, ಗಿಡ ಇದೆ, ಲೈಫ್ ಇರೋವರೆಗೂ ಇರುತ್ತೆ. ಲೈಫ್ ಹೋಗಿ ಕಷ್ಟ ಹೊಡೆಯೋದು, ಮತ್ತು ವಾಯುದೇವರು ಬಿಟ್ಟಾಗ ಲೈಫ್ ಹೋಗುತ್ತೆ. ಇಲ್ಲಿ ಜೀವ ಮರ ಬರಿತಿರೋದು ಒಂದರ್ಥ, ವಾಯುದೇವರು ಬಿಡೋದು ಇನ್ನೊಂದು ಅರ್ಥ, ದೇವ್ರು ಬಿಡೋದು ಮತ್ತೊಂದು ಅರ್ಥ. ಮೂರು ಅರ್ಥ ಇದೆ, ಯಾವ್ದು ತಗೊಳ್ಬೇಕು ಅಂತ ಕೇಳಿದ್ರೆ ಮೂರು ತಗೊಳ್ಳಿ, ಏನು ಸಮಸ್ಯೆ ಇಲ್ಲ. ಹಿಂದೆ ಹೇಳಿದ್ದೆ ಉಪವಾಸ ತ್ರೈವಿಧ್ಯ, ಉಪವಾಸ ಮೂರು ವಿಧ ಉಪಾಸನೆ ಇದೆ. ಪ್ರತೀಕದಲ್ಲಿ ಮಾಡೋದು ಕೆಲವರು, ಹೊರಗೆ ಮಾಡೋದು ಕೆಲವರು, ಸರ್ವತ್ರ ಮಾಡೋದು ಕೆಲವರು ಅಂತ ಹೇಳಿಲ್ಲ. ಅದರಿಂದ ಅವರ ಯೋಗ್ಯತೆ ತಕ್ಕಂತೆ ಅರ್ಥ ಮಾಡಿಕೊಳ್ಳಿ, ಏನು ತಪ್ಪಿಲ್ಲ ಅಂತ ಹೇಳಿದ್ರಿಂದ ಸಮಸ್ಯೆ ಪರಿಹಾರ ಆಗಿದೆ. ಇತ್ಯಾದಿ ಋತಿಭ್ಯ ಆಯ್ತು ಕೇಂದ್ರ ಉಪವಾಸ ತ್ರೈವಿಧ್ಯಾಚಿಗೆ ವ್ಯಾಖ್ಯಾತತ್ವ ತದ್ವ್ಯಾಖ್ಯಾತಂ. ಅದು ಹಿಂದೆ ಹೇಳಿದ ಕಾರಣ ಇಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂತ ಅರ್ಥ. ಓಂ ಅನ್ಯಾರ್ಥಂ ತು ಜೈಮಿನಿ ಪ್ರಶ್ನ ವ್ಯಾಖ್ಯಾನಾಭ್ಯಾಮಿ ದೇವಮೇಕೆ. ಆದರೆ ಜೈಮಿನಿಗಳು ಹೇಳ್ತಾ ಇದ್ದಾರೆ ಪರಮಾತ್ಮನ ಬಗ್ಗೆನೂ ವೇದ ಹೇಳ್ತಾ ಇದೆ, ಕರ್ಮಾದಿಗಳ ಬಗ್ಗೆನೂ ಹೇಳ್ತಾ ಇದೆ. ಪರಮಾತ್ಮನ ಬಗ್ಗೆನೂ ವೇದಕ್ಕೆ ವಸಂತೆ ವಸಂತೆ ಜ್ಯೋತಿಷ ಯಜೆ ಅಂತ ಬಂತಲ್ಲ, ಅಲ್ಲಿ ವಸಂತಾಂಧ್ರ ದೇವರು, ವಸಂತಾಂಧ್ರ ದೇವರು ಜ್ಯೋತಿಷಾಂಧ್ರ ದೇವರು ಯಜೇತಾಂಧ್ರ ದೇವರು ಒಂದಲ್ಲ. ಇನ್ನೊಂದು ಅರ್ಥದಲ್ಲಿ ವಸಂತ ಅಂದ್ರೆ ವಸಂತ ಕಾಲ, ಜ್ಯೋತಿಷ ಅಂದ್ರೆ ಜ್ಯೋತಿಷ್ ಹೋಮ ಯಾಗ, ಯಜೇತಾಂಧ್ರೆ ಮಾಡಬೇಕು. ಆ ಅರ್ಥ ಆ ಅರ್ಥ ಅದು ಕರೆಕ್ಟ್, ಎರ್ಥಕ್ಕೆ ಕರೆಕ್ಟ್. ದೇವಿರುಗಳು ಹೇಳ್ತಾರೆ ಕರ್ಮಾರ್ಥಕತ್ವನೂ ಇದೆ, ಇದು ಬೇರೆ ಅಂತ ಒಪ್ಪಿರೋದೇ ಇದೆ, ಏನು ದೋಷ ಇಲ್ಲ. ಕಸ್ಮಿನ್ ಮಗವು ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತೀತಿ ತಸ್ಮೈ ಸಹೋವಾಚ ವೇದಿತ್ಯೇ ವೇದಿತವ್ಯೇ ಕಥಂ ಭಗವಃ ಆದೇಶೋ ಭವತೀತಿ ಯಥಾ ಸೌಮ್ಯೈಕೇನ ಕಸ್ಮಿಂದೇನ ಇತ್ಯಾದಿ ಪ್ರತ್ಯವ್ಯಾಖ್ಯಾನಾರ್ಥ. ಆ ಪ್ರಶ್ನೆ ಕೇಳಿದ್ರು ಸೇತಕೇತು ಉತ್ತರ ಕೊಡೋದು, ಅದು ಸ್ಪಷ್ಟವಾಗಿ ಏನು ಬಂದಿದೆ ಅಲ್ಲಿ ಕರ್ಮವಾಚಕತ್ವವನ್ನು ಸ್ಪಷ್ಟ ತಿಳಿಸಿದ್ದಾರಾದ್ರಿಂದ ವೇದಗಳಿಗೆ ಸಮ್ಮತವಾದ ವಿಚಾರ ಕೈಬಿಡಬೇಕಾದ ಕಾರಣ ಇಲ್ಲ. ಏವೋ ಬಿಜ ಏಕೆ ಪಠಂತಿ ಎಸ್ತನ್ನ ವೇದ ಮೃಚಾಕರಿಷ್ಯತಿ, ಇದನ್ನೇ ವೇದಗಳು ಹೇಳ್ತಾ ಇದ್ದಾರೆ. ಏನೇ ತಿಳ್ಕೊಂಡು ದೇವರನ್ನು ತಿಳ್ಕೊಳ್ತಾ ಹೋದ್ರೆ ವೇದ ತಿಳ್ಕೊಂಡು ಬೇಕು. ವೇದಗಳಿಗೆ ದೇವರ ಪರಾರ್ಥ ಇದೆ, ಕರ್ಮ ಪರಾರ್ಥನೂ ಇದೆ, ಆದರೆ ಅರ್ಥಕ್ಕೆ ಸ್ಟಾಪ್ ಮಾಡಿಕೊಂಡ್ರೆ ಮಾಡಿದ್ದೆಲ್ಲ ಬೇಕು. ಆದ್ದರಿಂದ ಮೂರರ್ಥನೂ ತಿಳ್ಕೊಂಡ್ರೆ ಮಾತ್ರ ಸರಿಯಾಗುತ್ತೆ, ಇಲ್ಲ ಹೋದರೆ ಇಲ್ಲ. ಮೂರರ್ಥದಲ್ಲಿ ಅತ್ಯಂತ ಮುಖ್ಯವಾದ ಅರ್ಥ ದೇವರೇ ಅಂತ ತಿಳ್ಕೊಂಡ್ಬಿಟ್ರೆ ನಂಬರ್ ಒನ್ ಅದು. ಉಡುಗೆ ಮಾಡ್ಬೇಕಾದ್ರೆ ಏನು ಮಾಡಬೇಕು, ವ್ಯವಹಾರದ ಅರ್ಥ ಎಷ್ಟು ಬೇಕಾದರೂ ಉಪಯೋಗಿ, ಕರ್ಮಕ್ಕೆ ಅಷ್ಟು ಉಪಯೋಗಿ. ಅದು ಯಾವುದನ್ನೇ ಉಪಯೋಗಿಸಬೇಕಾದ್ರೂ ಕೂಡ ಏನು ಮರಿಬಾರ್ದು, ದೇವರು ಹೇಳುತ್ತೆ ಅಂತ ಮರಿಲಿಕ್ಕೆ ಹೋಗಬಾರ್ದು. ಓಂ ವಾಕ್ಯಾನ್ವಯಾತ್ ಓಂ ವಾಕ್ಯಶಾಪಿ ಅನ್ವಯೋಯುಜ್ಯತೆ ಚಿತಶ್ಯಾಪಿ ಪರಮಾತ್ಮನ. ವಾಕ್ಯಾನ್ವಯ ಮಾಡಕ್ಕೆ ಬರುತ್ತಾಗ ಏನಂತ, ವಸಂತೆ ವಸಂತೆ ಜ್ಯೋತಿಷ ಅವಧೇತ ಯಜೇತ, ವಸಂತ ಕಾಲದಲ್ಲಿ ಜ್ಯೋತಿಷ್ಠೋಮದಿಂದ ಯಜ್ಞ ಮಾಡಬೇಕು. ವಾಕ್ಯಾನ್ವಯ ಬರ್ತ ಎಲ್ಲ ದೇವ್ರ ಪರ ಮಾಡಿದಾಗ ಒಂದು ದೇವ್ರ ಪರ ಉಳಿದ್ರೆ ಹೀಗೆ ಮಾಡಬಾರ್ದು. ವಸಂತೆ ವಸಂತೆ ಎಲ್ಲ ದೇವ್ರ ಪರ ಮಾಡಿ, ಅಥವಾ ವಾಕ್ಯಾನ್ವಯ ಮಾಡಿಕೊಂಡು ಈ ರೀತಿ ಅರ್ಥ ಮಾಡಿ, ಅದು ಸರಿ. ಹೋಗಿ ಒಂದಕ್ಕೊಂದು ಇಂಟ್ರಿ ಮಿಕ್ಸ್ ಮಾಡಬಾರ್ದು. ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತಾಗ ಎರಡು ಅರ್ಥನೆ ಕೆಟ್ಟದ್ದು ಗೊತ್ತಾಯ್ತಿಲ್ಲ. ಈಗ ಉದಾಹರಣೆಗೆ ಬಡಿಸಿರ್ತಾರೆ, ಏನು ಮಾಡಿಬಿಟ್ಟ ಜಟ್ಟಿಯಿಂದ ಪಾಯಸವರಿಗೆ ಎಲ್ಲ ಕಲ್ಸ್ಕೊಂಡ್ಬಿಟ್ಟ ನಡೆಯುತ್ತೆ. ಏನಾಗಿ ಉಪ್ಪು ಜಟ್ಟಿ ಪಾಯಸ ಎಲ್ಲ ಕಲ್ಸ್ಕೊಂಡು ಹೋಳಿಗೆ ಹೀಗೆ ಮುರಿದಾಕೊಂಡ್ಬಿಟ್ಟ, ಏನಾಗಿ ಊಟ ಮಾಡೋಕ್ಕೆ ಅಸಾಧ್ಯ ಆಗಿದೆ. ಅರ್ಥ ಆಯ್ತಾ? ಈಗ ಕಂಪ್ಯಾಟಿಬಲ್ ಸೇರಿಸ್ಕೋಬೇಕು, ಪಾಯಸ ಸಕ್ಕರೆ ಆ ಸೇರಿಸ್ಕೋಬೇಕು. ಹೊಸ ಹುಳಿ ಸಾರು ಬಂದರೆ ಯೋಚನೆ ರಸ ಅದರತ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ರೀತಿ ಆಗುತ್ತೆ. ಊಟನೇ ಕಟ್ಟಬೇಕು, ರಸ ಸೇರಿಸ್ಕೊಬೇಕು, ಆ ಥರ ಮಾಡೋದು. ಕಂಪ್ಯಾಟಿಬಲ್ ಸೇರಿಸ್ಕೊಳ್ಳಿ, ಯಾವ್ದು ಕಂಪ್ಯಾಟಿಬಲ್ ಏನು ಮಾಡ್ಬೇಕಾದ್ರೆ ಅಲ್ಲದೆ ಹೋಗಿ ಬೇರೆ ಬೇರೆ ತಗೊಳ್ಳಿ. ಅದ್ರ ಊಟ ಮಾಡ್ಬೇಕಾದ್ರೆ ಹೇಗೆ ವ್ಯವಸ್ಥಿತ ಊಟ ಮಾಡ್ತೇವೆ, ಯಾರಾದರೂ ದೇವರಿದ್ದಾರೆ ಅಂತ ಗೊತ್ತಿದ್ರು ಕೂಡ ಎಲ್ಲ ತಿನ್ನ ಪದಾರ್ಥ ಅಂತ ಗೊತ್ತಿದ್ರು ಕೂಡ ಹೇಗೆ ಬೊಟ್ಟಿಗೆ ಕಲ್ಕೊಂಡು ತಿನ್ನೋದಿಲ್ವೋ ಸರ್ಕಾರ ಹಾಗೆ ಮಾಡ್ಕೋಬೇಕು ಅಂತ. ಆದ್ರೆ ಏನು ಸಮಸ್ಯೆ ಬರೋದಿಲ್ಲ. ಹೌದೌದು, ಹಿಂದೆ ಹೇಳಿ ಸರ್ ಈಗಾಗಲೇ ಏಳು ವಿಭಕ್ತಿರು ಭಗವತ್ತರ, ಕ್ರಿಯಾಪದ ಭಗವತ್ತರ, ಅವ್ಯಯಗಳು ಪರವತ್ ಭಗವತ್ತರ, ಸ್ತ್ರೀಲಿಂಗ ಭಗವತ್ತರ, ಪುಲ್ಲಿಂಗ ಭಗವತ್ತರ, ಏಕವಚನ ಭಗವತ್ತರ, ವಿವಚನ ಭಗವತ್ತರ, ಇನ್ನೇನು ಬೇಕು ನಿಮಗೆ? ಎಲ್ಲ ಶಬ್ದ ಭಗವತ್ತರ, ಅದು ಗಂಭೀರ ಶಬ್ದ, ಮಂಗಳ ವಾಚ್ಯಗಳು ಭಗವತ್ತರ, ಎಂಥ ವಾಚ್ಯ ತಗೊಂಡು ಭಗವತ್ತರ, ಅಳೋಧನಿ ಭಗವತ್ತರ, ಹಲ್ಲಿ ಬದಲಾದ ರಸಗುಟ್ಟುವಿಕೆ ಭಗವತ್ತರ, ಸಮುದ್ರದ ಘೋಷ ಭಗವತ್ತರ, ಅರ್ಥ ಆಯ್ತಾ? ಬೆಕ್ಕು ಕೂಗಿದರೆ ಭಗವತ್ತರ, ನಾಯಿ ಬೊಗಳಿದರೆ ಭಗವತ್ತರ, ಅರ್ಥ ಆಯ್ತಾ? ಅದಕ್ಕೆ ಜ್ಞಾನಿಗಳಿಗೆ ಯೋಚನೆ ಡಂಗೂರವ ಸಾರಿದ್ರೆ ಲಿಂಗರಿಗರ ಏನೇ ಕಂಡು ಡಂಗೂರನೇ ಆಗ ಜನ ಕೂಡ. ಆಹಾರ ಸಂಧ್ಯಾ ಉಪಾಸಿತ, ಅಹ ಆದ್ರೆ ಭಗವಂತ, ಅಹ ಅಂದ್ರೆ ಭಗವಂತ, ಸಂಧ್ಯಾ ಅಂದ್ರೆ ಭಗವಂತ, ಉಪಾಸಿತ ಅಂದ್ರೆ ಭಗವಂತ. ಯಾವುದೇ ವಾಕ್ಯ ತಗೊಳ್ಳಿ, ರಾಮಂ ರಾವಣಂ ಅಹನತ್, ರಾಮ ರಾವಣನನ್ನು ಕೊಂದನು, ರಾಮ ಅಂದ್ರೆ ದೇವರು, ರಾವಣ ಅಂದ್ರೆ ದೇವರು, ಅಹನತ್ ಅಂದ್ರೆ ದೇವರು, ಮತ್ತೆ ಎಲ್ಲ ದೇವ್ರ ಪರನೇ, ಬೇರೆ ಕಡೆ ಅರ್ಥನೇ ಇಲ್ಲ. ಆದ್ರೆ ಇನ್ನೊಂದು ಅರ್ಥ, ರಾಮ ಅಂದ್ರೆ ರಾಮ, ರಾವಣ ಅಂದ್ರೆ ರಾವಣ, ಕೊಂದನಂದ್ರೆ ಕೊಂದನು, ಆ ಅರ್ಥ ಅದು ರಾಮಾಯಣ ಆಯ್ತಾ? ಇದು ವಿಷ್ಣು ಸಹಸ್ರನಾಮ, ರಾಮ ರಾವಣ ಎಲ್ಲ ವಿಷ್ಣು ಮಾಡಿಬಿಟ್ಟು ಎಲ್ಲ ವಿಷ್ಣು ಸಹಸ್ರನಾಮವಾಗೋಯ್ತು. ಈ ರೀತಿ ಆಗ ರಾಮಾಯಣ ಆಯ್ತು, ಕೃಷ್ಣ ಕಂಸ ಮಹಾನತ್ ಭಾಗವತ ಆಯ್ತು. ಆ ಪದಗಳು ಅರ್ಥ ಮಾಡೋ ಕ್ರಮ ಹಾಗೆ. ದೇವರಿಗೆ ಎಷ್ಟು ರೂಪ ಇದೆ? ಅನಂತಾನಂದ ರೂಪ, ಒಂದು ಎರಡು ಮೂರು ಎಷ್ಟು ಬೇಕಾದ್ರೆ ದೇವರು ಹೇಳ್ಕೊಳ್ಬೇಕು, ಆ ರೂಪಗಳು ಅಂತ ಅನಂತ ಮಾತ್ರ ಕೊಡ್ಬೇಕು. ಅರ್ಥ ಆಯ್ತಾ? ಏನು ಸಮಸ್ಯೆ? ಯಾಕಂದ್ರೆ ಯಾವ ಅದಕ್ಕೆ ಹಿಡಿದಿರೋದು ಅನುಸಂಧಾನ ಹೇಗೆ? ವಸಂತೆ ವಸಂತೆ ಜ್ಯೋತಿಷಾಂಬವಕ್ಕೆ ವಸಂತಾಂಧ್ರ ವಿಷ್ಣು, ವಸಂತಾಂಧ್ರ ವಿಷ್ಣು, ಜ್ಯೋತಿಷಂದ್ರ ವಿಷ್ಣು ಅಂತ ಅರ್ಥ ಮಾಡೋ ಕ್ರಮ ಗೊತ್ತಿದ್ದು ಹೇಗೆ ಅರ್ಥ ಮಾಡ್ತಾರೋ ಇದ್ರು ಕೂಡ ಹಾಗೆ ಅರ್ಥ ಮಾಡ್ತಾರೆ. ನಮಗೆ ಅರ್ಥ ಮಾಡಕ್ಕೆ ಬರದೇ ಹೋದ್ರೆ ಯಾರಿಗೂ ಅರ್ಥ ಆಗುತ್ತೆ, ನಿಮಗೆ ಬರೋದಿಲ್ಲ. ಇವತ್ತು ಕರೆಂಟ್ ಎಲ್ಲ ಬಂದಿದೆ ಅಂತ ಗೊತ್ತಾಗೋದಿಲ್ಲ, ಎಲೆಕ್ಟ್ರಿಷಿಯನ್ ಗೊತ್ತದು, ಬಟ್ ವಿ ಎಂಜಾಯ್ ದಿ ಬೆನಿಫಿಟ್ ಅವ್ರಿ ಹೊತ್ತಾನೆ. ಎಲೆಕ್ಟ್ರಿಷಿಯನ್ ಎಲ್ಲ ಮಾಡಕ್ಕೆ ಬಂದರೂ ಕೂಡ ಬೆಳಕು ತಗೊಳ್ಳೋದ್ಯಾರು ನಾವೇ, ಅರ್ಥ ಆಯ್ತು? ಜ್ಞಾನಿಗಳ ಅನುಸಂಧಾನ ಮಾಡ್ಕೊತಾರೆ, ಅದು ಬೆಳಕ್ಕೆ ಬದುಕಲು ಸಾಧ್ಯ ಇದೆ. ಇಲ್ಲಿತಾ ಎಲೆಕ್ಟ್ರಿಷಿಯನ್ ಕೆಲಸ ನಮಗೆ ಗೊತ್ತಿದ್ದವರು ಒಂದು ಗೊತ್ತಿದೆ, ಎಲೆಕ್ಟ್ರಿಷಿಯನ್ ಕ್ಯಾನ್ ಡೂ ಇಟ್ ಅಂತ ಗೊತ್ತಿದೆ ನನಗೆ, ಎಲೆಕ್ಟ್ರಿಷಿಯನ್ ಇದು ಬರುತ್ತೆ ಅಂತ ಯಾಕೆ ಗೊತ್ತೋ, ಜ್ಞಾನಿಗಳೇ ಮಾಡಕ್ಕೆ ಬರುತ್ತೆ ಅಂತ ಗೊತ್ತಿದ್ರು ಸರ್. ಮತ್ತೆ ಆ ಪ್ರೊಸೆಸ್ ಎಲ್ಲ ಎಲ್ಲರಿಗೂ ಹೇಳಕ್ ಬರೋದಿಲ್ಲ, ಅದು ಅವರ ಯೋಗ್ಯತೆ ತಕ್ಕಂತೆ ಮಾಡೋದು. ಎರಡೂ ಇಲ್ಲ, ಶಕ್ತಿಯಿಂದ ಅಧಿಕಾರ ಇಲ್ಲ ಅಂತಾನೆ ಅರ್ಥ. ಅಧಿಕಾರ ಶಕ್ತಿ ಎರಡು ಕೂಡ ಒಂದೇ. ಹಾಂ, ಇವತ್ತು ಬಿ ಎ ಓದ್ದವ್ರಿಗೆ ಬೆಳಗ್ಗೆ ಈಗ ನಿಲ್ಲಿಸಿ ಯಾಕೆ ಕೊಡೋದಿಲ್ಲ ಅಂತ ಕೇಳಿದ್ರೆ ಅಧಿಕಾರ ಇಲ್ಲ, ಅದಕ್ಕಾಗಿ ಅಂತ ನಾನು ಅಂಡರ್ಸ್ಟ್ಯಾಂಡ್ ಇದೆ. ಅವ್ರಿಗೆ ಅರ್ಥ ಆಗೋ ಚಾನ್ಸೇ ಇಲ್ಲ, ಅಷ್ಟೇ. ಆ ಬ್ಯಾನ್ ಮಾಡೋದಲ್ಲ, ಆ ಅರ್ಥ ಅದೇ ಅರ್ಹತೆ ಇಲ್ಲ ಅದರಿಂದ ಉದ್ಯೋಗ ಇಲ್ಲ ಅವ್ರಿಗೆ, ಟೋಟಲಿ ವೇಸ್ಟ್. ಅಲ್ಲಿದ್ದವ್ರಿಗೆ ಕೊಟ್ಟು ಕೊಟ್ಟು ನೀನೇ ತಿನ್ಬೇಕು ಅಂತ ಕೊಟ್ಟು ಏನು ಮಾಡೋದು, ಮಕ್ಕಳಿಗೆ ಕೊಡೋದು ನೀನೇ ತಿನ್ಬೇಕು, ಜನರಿಗೆ ತಿನ್ಬೇಕು ಅಂತ ಹೋಗುತ್ತೆ. ಅಲ್ಲಿಲ್ಲ ಅವ್ರೇನ್ತಾನೆ, ಅದು ಗಾಯ ಕೊಡೋ ಬಿಟ್ಟು ಬಂದಿದ್ದೇನೆ ತಿನ್ನೋದಿಲ್ಲ ಅಂತ ಹೇಳಿ ಅಲ್ಲಿಲ್ಲ ಅಂತ ಹೇಳಿದ್ರು ಬಂದ್ರೆ ಗಾಯ ಬಿಟ್ಟು ಬಂದಿದ್ದೇನೆ ಕಟ್ಟಿಸ್ಕೋಬೇಕು ಬರೀ ಆಗಿರುತ್ತೆ. ವಾಕ್ಯಾನ್ವಯ ವಾಕ್ಯಶಾಪಿ ಮನ್ವಯೋ ಯುಜ್ಯತೆ ಸುಖಶಾಪಿ ಪರಮಾತ್ಮನ ಓ ಪ್ರತಿಜ್ಞಾ ಸಿದ್ಧೇ ಲಿಂಗ ಸಾಕ್ಷರಸ್ಯ. ನೋಡಿ, ವೇದಗಳು ಹೊರಟಿರೋದು ಯಾತಕ್ಕೋಸ್ಕರ? ಮುಕ್ತಿ ಮಾರ್ಗ ತಿಳಿಸೋಕ್ಕೋಸ್ಕರ. ಮುಕ್ತಿ ಕೊಡೋದು ಯಾರು? ದೇವರು. ದೇವ್ರಿಗೋರ್ ಎಲ್ಲ ಶಬ್ದ ಯಾರನ್ನ ಹೇಳಬೇಕಾಗ? ದೇವ್ರನ್ನ ಹೇಳಿದ್ರು ಅಂತಾರೆ. ಪ್ರತಿಜ್ಞಾ ಸಿದ್ಧೇ ಲಿಂಗಂ ಆಶ್ವರಸ್ಯ ಹಾವು ನಾಣ್ಯ ಪಂಥಾಯನಾಯ ವಿಶ್ಯತೆ ಇತಿ. ಪ್ರತಿಜ್ಞಾಸಿದ್ಧೇ ಲಿಂಗತ್ವೇನ ಧರ್ಮಾಧಿಕಂ ಉಚ್ಯತೆ ಇತಿ ಆಶ್ವರಸ್ಯ. ಆಶ್ವರಸ್ಯ ಅಂತಕ್ಕಂಥ ವೇದವ್ಯಾಸ ಶಿಷ್ಯ ಹೇಳ್ತಾ ಇದ್ದಾರೆ, ಮುಖ್ಯವಾಗಿರ್ತಕ್ಕಂಥ ಗುರಿ ಮೋಕ್ಷ, ಅದಕ್ಕೆ ಬೇಕಾದ ಜ್ಞಾನ. ಆದ್ದರಿಂದ ಎಲ್ಲ ಶಬ್ದಗಳು ವಿಷ್ಣುವನ್ನೇ ಹೇಳುತ್ತೆ ಅನ್ನೋದ್ರ ಬಗ್ಗೆ ವಿವಾದ ಇಲ್ಲವೇ ಇಲ್ಲ. ಯಸ್ವಾದೇವ ಮನುಷ್ಯ ಫಲಂ ಅತ್ಯಂತಸ್ವಾತ್ ನಾಣ್ಯ ಪಂಥಾಯಿ, ಬೇರೆ ಎಲ್ಲ ವಸ್ತುಗಳು ಅನಿತ್ಯ ಫಲ ಕೊಡೋದ್ರಿಂದ ಅವನ್ನ ವೇದ ಹೇಳೋದಕ್ಕೆ ಹೋಗೋ ಚಾನ್ಸಸ್ಸೇ ಇಲ್ಲ. ಮುಖ್ಯವಾದನ್ನು ಹೇಳೋದು ವಿಷ್ಣುವನ್ನೇ ಹೇಳ್ತಾ ಇದ್ದೀನಿ. ನಮ್ಮಲ್ಲೂ ಹಾಗೇನೆ, ಉದಾಹರಣೆ ಮನೆಯಲ್ಲಿ ಊರು ಹೊರಟುಬಿಡ್ತಾರೆ, ದೊಡ್ಡವರು ಊರಿಗೆ ಹೋಗ್ತೀವಿ ಅಂತ ಹೊರಟುಬಿಡ್ತಾರೆ. ಈಗ ಹೋದ್ರೆ ಗಂಟೆ ಆಗಿರುತ್ತಷ್ಟೇ, ಯಾರೋ ಬರ್ತಾರೆ ನೋಡ್ಬೇಕಾಗಿತ್ತು ಅಂತಾರೆ, ಅಲ್ಲಿ ಬದಿಗೆ ಹೋದ್ರಲ್ಲ ಅಂತಿರ್ತಾರೆ. ಬದಿಗೆ ಹೋಗಿಲ್ಲ ಅವ್ರು ಎಲ್ಲಿದ್ದಾರೆ ಇನ್ನು? ಎಲ್ಲಿದ್ದಾರೆ? ಜಸ್ಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಾರೆ ಅಷ್ಟೇ, ಬದಿಗೆ ಹೋದ್ರು ಅಂತ ಹೇಳ್ತಿರ್ತಾರೆ. ಅರ್ಥ ಆಯ್ತಾ? ಈಗ ಅವ್ರು ಯಾರು ದಿವಸ ಮತ್ತೆ ಬದಿಗೆ ಹೋದ್ರು ಅಂತ ಹೇಳ್ತಾರೆ, ಅವ್ರಿಗೆ ವಾಪಸ್ ಬರ್ತಿರ್ತಾರೆ, ಬದಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಸೊ ಬದಿಗೆ ಹೋಗಿದ್ದಾರೆ ಮತ್ತೆ ಎಲ್ಲಿವರೆಗೂ ಕಾಮ ಅಂದಿಲ್ಲ, ಹೋಗಿ ಬರೋದು ಕಾಮ. ಆದ್ದರಿಂದ ಶಾಸ್ತ್ರ ಓದೋದು ಎಲ್ಲ ದೇವರು ತಿಳ್ಕೊಳ್ಳೋದು ಅಂತ ಅರ್ಥ. ಅರ್ಥ ಆಯ್ತಾ? ಈಗ ನೀವೆಲ್ಲ ಓಡಾಡ್ತಿರ್ತೀರಿ, ಏನು ಪಾಠಕ್ಕೆ ಬಂದಿದೆ ಅಂತ ಹೇಳ್ತೀರಿ, ಓಡಾಡ್ತಿರ್ತೀರಿ ಪಾಠಕ್ಕೆ ಬಂದಿದೆ ಅಂತ ಹೇಳ್ತೀರಿ. ಹೌದಲ್ಲ, ಅಂದರೆ ಉದ್ದೇಶ ಮೇನ್ ಪಾಠ. ಅದರಿಂದ ಏನೇ ಮಾಡಿದ್ರು ಕೂಡ ಹೇಳ್ತಾರ ಹಾಗೆ. ಆ ಹುಡುಗ ಗಂಗಲ್ಲಿ ಓದ್ತಾ ಇದ್ದಾನೆ, ಆ ಸಿಂಹದಲ್ಲಿ ಕೂತಿರ್ತಾನೆ, ಓದ್ತಾ ಇದ್ದಾನೆ. ಒಂದು ಪರ್ಪಸ್ ಆಫ್ ಮೇನ್ ಪರ್ಪಸ್ ಏನೋ ಹೌದು, ಈ ಥರ ಹೇಳ್ತೇವಲ್ಲ ಆ ದೇಶ ಹೇಳಿದ್ರೆ ಗೋಕಾಕು. ಆದ್ದರಿಂದ ಯಾವುದೇ ದೃಷ್ಟಿಯಿಂದ ಎಲ್ಲರೂ ಭಗವತ್ಪರ ಆಗೋದ್ರಲ್ಲಿ ಯಾವ ಸಮಸ್ಯೆ ಇಲ್ಲ. ಪ್ರತಿಜ್ಞಾ ಸಿದ್ಧೇ ಲಿಂಗ ಮಾಚ್ವರತ್ಯ ಹಾವು ಓ ವಿಕ್ರಮಿಷ್ಯತ ಏವಂ ಆವಾದಿ ಔರುರೋಮಿಗೆ ಓ ವಿಕ್ರಮಿಷ್ಯತೋ ಮುಕ್ಷೋ ಕರ್ಮಾದಿನ ಭಾವ್ಯಂ ಸಾಧನ ಸಾಧನತ್ವೇನ ಅತಃ ತದ್ಭಕ್ತಿ ಇತಿ ಔರುರೋಮಿ ಮನ್ಯತೆ. ಮತ್ತೆ ಒಬ್ಬ ಜೀವ ವಿಕ್ರಮಿಷ್ಯತ, ಜೀವನು ಹೋಗ್ತಾ ಇದ್ದಾನೆ, ದೇಹ ಹೋಗ್ತಾ ಇದ್ದಾನೆ, ಎಲ್ಲಿಗೆ ಹೋಗ್ಬೇಕು ಅವನೀಗ? ವಿಷ್ಣುಲೋಕಕ್ಕೆ ಹೋಗ್ಬೇಕೀಗ. ಹುಡುಗಲ್ಲ ಏನಾಗಿ ಅವನೀಗ ಸಾಧನ ಮಾಡಬೇಕು, ಇಡೀ ಬದುಕಿನ ಸಾಧನ ಗುರಿ ಏನು? ಅಂತ್ಯಕಾಲ ಪರಿಣಾಮ ಸ್ಮರಣೆ ಬರಲಿ ಅಂತ. ಅಂತ್ಯಕಾಲ ಪರಿಣಾಮ ಸ್ಮರಣೆ ಅಂತ ಬದುಕಿದ ಮೇಲೆ ಬದುಕಿನ ಪ್ರತಿಯೊಂದು ಕ್ಷಣ ಯಾರಿಗೂ ಉಪಯೋಗವಾಗಿರಬೇಕು? ಪರಿಣಾಮ ಸ್ಮರಣೆಗೆ ಆಗಿರಬೇಕು. ಆದ್ದರಿಂದ ಸಾಧಕರ ಸಾಧನೆಯಾಗಿ ಕೂಡ ಅನ್ಯ ಶಬ್ದವಾಚಕರ್ತ ಕೂಡ ವಿಷ್ಣುವಾಚಕರ್ತದಲ್ಲೇ ಪರಿವರ್ತನೆ ಆಗಬೇಕು, ಬೇರೆ ಕಡೆಗಲ್ಲ ಅಂತ ಹೇಳಿ ಇವರು ಗೌಡರು ಹೇಳ್ತಾ ಇದ್ದಾರೆ. ಒಬ್ಬ ಅವಸ್ಥಿತಿ ಅಂತ ಕಾಶಕೃಷ್ಣ ಹಾವು ಎಚ್ಚರ ಬಂದರು ನೋಡಿ, ಯಾರ್ಯಾರು ಬಂದ್ರೀಗ? ಒಬ್ಬ ಆಶ್ವರಸ್ಥರ ಗೌಡಲೋಗಿಗಳಾದ್ರು, ಕಾಶಕೃಷ್ಣರಾದ್ರು, ಹಿಂದೆ ಜೈಮಿನಿಗಳು ಬಂದರು, ಅನ್ಯಾಸಂತ ಜೈಮಿನಿ, ನಾಲ್ಕು ಜನ ಬಂದರು ಅವ್ರ ಶಿಷ್ಯರುಗಳೇ. ಸರ್ವಂ ಪರಮಾತ್ಮನಿ ಅವಸ್ಥಿತಿ ಮಿತಿ ವಕ್ತಂ ತದ್ವಚನ ಮಿತಿ ಕಾಶಕೃಷ್ಣ ಅಂತದ್ವೈಪಾಯ ರಮತಾತ್ ಏಕದೇ ಚವಿರಸ್ಪರೇ ಭವಂತಿಕೇ ಯಥಾ ಪ್ರಜ್ಞಂ ಅವಿರೋಧ ಕಥಂಚನ. ಪಾತ್ಮೇ ಅತ್ ಎಲ್ಲದರಲ್ಲೂ ಪರವತ್ತ ಅರ್ಥ ಮಾಡಬೇಕು ಕಾರಣ, ದೇವರು ಎಲ್ಲ ಕಡೆ ಇರೋದ್ರಿಂದ ಅರ್ಥ ಮಾಡಲೇಬೇಕು, ಸಮಸ್ಯೆನೇ ಸರ್ವತ್ರ ದೇವರಿದ್ದ. ಆದ್ದರಿಂದ ಯಾವ ವಿಷಯ ದೇವರು ಪರ ಮಾಡಿದ್ರು ಕೂಡ ಅದು ನೋ ಪ್ರಾಬ್ಲಮ್ ಅಲ್ಲ, ಅರ್ಥ ಮಾಡಲೇಬೇಕು. ಕೃಷ್ಣದ್ವೈಪ ಇಷ್ಟ ಹೇಳಿಬಿಟ್ಟು ಮತ್ತೆ ಇನ್ನೊಂದು ಸರ್ತಿ ನಮ್ಮ ನೆನಪು ಮಾಡ್ತಾರೆ. ಆಶ್ವರತ್ಯ ಮೊದಲಾದ ಏನು ವಚನ ಕೋಟ್ ಮಾಡಿರೋದು ಅವರ ಖಂಡನೆ ಮಾಡಲಿಕ್ಕಲ್ಲ, ಅವರವರ ವ್ಯೂಸ್ ಎಲ್ಲ ಕೂಡ ಒಂದೊಂದಾಗಿದೆ, ಒಟ್ಟಾಗಿ ಎಲ್ಲರಿಗೂ ಕರೆಕ್ಟ್ ಅಂತ ಹೇಳಿದ್ರು ಪಟ್ಟಿದ್ದಾರೆ. ಕೃಷ್ಣದ್ವೈಪಾಯನ ಮತ ಏಕದೇಶ ವಿಧಪರೆ, ವೇದವ್ಯಾಸ ದೇವರ ಅಭಿಪ್ರಾಯವನ್ನು ಸ್ವಲ್ಪ ಸ್ವಲ್ಪ ತಿಳ್ಕೊಂಡವ್ರು ಎಲ್ಲರೂ ಕೂಡ. ಆದರೆ ವದಂತೇತೆ ಯಥಾಪ್ರಜ್ಞ, ತಮ್ಮ ತಿಳುವಳಿಕೆ ತಕ್ಕಂತೆ ಹೇಳ್ತಾರೆ. ಆದರೆ ಒಂದು ಕಾಮ ಕರೆಕ್ಟ್, ನ ವಿರೋಧ ಕಥಂಚನ, ಅವ್ರು ಪರಸ್ಪರ ಏನಿಲ್ಲ, ಅವರಲ್ಲಿ ವಿರೋಧ ಇಲ್ಲ. ಈ ಸಮನ್ವಯವನ್ನು ನಾವು ಟಿಪ್ಪಣಿ ಕಾರ್ಯದಲ್ಲಿ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಜ್ಞಾನ ಬಂದ ಹಾಗೆ. ಇತಿ ಪಾಪ್ಮೆ ಯಾವ್ದ ಅವರೆಲ್ಲ ಪೈ ಹೋಗಿದ್ದಾರೆ, ಪೈಲ ಅವಳು ಕಾಶಕೃಷ್ಣ ಕಾಶ್ಮಾಜಿನಿ ಜೈಮಿನಿ ಇವೆಲ್ಲ ಶಿಷ್ಯರುಗಳು. ಇಷ್ಟು ಜನ ಬದ ವಿಷಯ ಇದೆ. ಸಮಾಕಲ ಸಾಧಿಕರಣ ಶ್ರೀ ಶಬ್ದಾಪಿ ತಸ್ಮಿನ್ನೇವ ಇತ್ಯಾಹ ಆ ವಿಷಯ ಮುಗಿಸಿ ಹೊಸ ಪ್ರಶ್ನೆ ಹಾಕ್ಕೊಡ್ತೀನಿ. ಆಯ್ತು ಬಿಡಿ, ಹುಲ್ಲಿನ ಶಬ್ದ ಯಾವ್ದಾದ್ರೂ ದೇವರು ಹೇಳುತ್ತೆ ಅಂತ ಒಪ್ಕೊಂಡ್ಬಿಡೋಣ. ಶಿವಿನ ಶಬ್ದ ಹೇಗೆ ಹೇಳುತ್ತೆ ಈಗ ಶಿವನೇನ ವರ್ಷ ಹೇಗೆ ಹೇಳುತ್ತೆ ವಿಷ್ಣುವನ್ನು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅದು ವಿಷ್ಣುವನ್ನೇ ಹೇಳುತ್ತೆ ಅಂತ ಹೇಳ್ತಾರೆ. ಅದಕ್ಕೊಂದು ಕ್ಷಿಪ್ರ ಶ್ರೀಗಳು ಎಲ್ಲ ಶಿವಿನ ಶಬ್ದ ದೇವರು ಯಾಕೆ ಹೇಳುತ್ತೆ ಅಂದರೆ ದೇವರಿಗೆ ಯಾವ ರೂಪ ಇದೆ, ಶ್ರೀರೂಪದ ಇದೆ, ಅದರಿಂದ ಹೇಳೋ ಸಮಸ್ಯೆನೇ ಇಲ್ಲ. ಅರ್ಥ ಆಯ್ತಾ? ಉಡದವ್ರಿಗೆ ಹಾಗೆ ಮಾಡೋಕ್ಕಾಗಲ್ಲ. ಶ್ರೀರೂಪನ ಸೆಕೆಂಡೇ ಸೆನ್ಸ್ ಮಾಡ್ಬೇಕು. ದೇವರಿಗೆ ಪುರುಷ ರೂಪ ಹೇಗಿದೆಯೋ ಶ್ರೀರೂಪನ ಇರೋದ್ರಿಂದ ಶ್ರೀರಿಗೆ ಶಬ್ದ ದೇವರು ಹೇಳೋದು ವಿರೋಧ ಇಲ್ಲವೇ ಇಲ್ಲ. ಅದು ಪ್ಲಸ್ ಎಲ್ಲೇ ಅನೇಕ ಕಾರಣ ಕೊಡ್ತಾರೆ. ಸ್ತ್ರೀ ಶಬ್ದ ಅಪಿ ತಸ್ಮಿನ್ನೇವ ಇತ್ಯಾಹ ಓಂ ಪ್ರಕೃತಿ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧ. ಈ ಪ್ರಕೃತಿ ಎಂಬುದು ಸ್ತ್ರೀಲಿಂಗದ ಪದ. ಪ್ರಕೃತಿ ಪುರುಷ ಅಂತ ಕರೀಬೇಕಾದ್ರೆ ಪ್ರಕೃತಿ ಎಂಬುದು ಯಾವ ಲಿಂಗದ ಪದ? ಸ್ತ್ರೀಲಿಂಗದ ಪದ. ಅದಕ್ಕಾಗಿ ಓಂ ಹಂತ ಏತಮೇವ ಪುರುಷಂ ಸರ್ವಾಣಿ ನಾಮಾನಿ ಜೀವದಂತಿ ಯಥಾ ನದ್ಯ ಚಂದಮಾನ ಸಮುದ್ರಾಯಣ ಸಮುದ್ರಮಿಹ್ಯಂತಿ ಏವಮೇವ ಏತಾನಿ ನಾಮಾನಿ ಸರ್ವಾಣಿ ಪುರುಷಂ ಅಭಿಮಿಹ್ಯಂತಿ. ದೃಷ್ಟಾಂತ ಕೊಡ್ತಾ ಇದ್ದಾರೆ. ಎಲ್ಲ ಹೆಸರುಗಳು ಕೂಡ ದೇವರನ್ನೇ ಹೇಳ್ತಾ ಇವೆ. ಹೇಗೆ ಅಂದರೆ ಹರಿತಕ್ಕಂಥ ನದಿಗಳನ್ನು ಸಮುದ್ರ ಹೇಗೆ ಸೇರುತ್ತೋ ಹಾಗೆ ಅಂತ ಹೇಳಿದ ಮೇಲೆ ಪ್ರಕೃತಿ ಶಬ್ದ ಕೂಡ ಒಂದು ನದಿಯನ್ನು ಹರಿತಕ್ಕಂಥದ್ದಾದ್ರಿಂದ ಅದು ಕೂಡ ಯಾರನ್ನು ಹೇಳಬೇಕು? ವಿಷ್ಣುವನ್ನೇ ಹೇಳಬೇಕು. ಆ ಬಗ್ಗೆ ದೋಷಗಳ ಹೋಗಬೇಕು ಅಂತ ಹೇಳ್ತಾರೆ. ವೃಷಂ ಅಭಿವಿಚಂತಿ ಇದು ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧ ಪ್ರಕೃತಿ ಶಬ್ದ ವಾಚ್ಯೋತಿ ಸಯೇವ. ಈಗ ಪ್ರತಿಜ್ಞೆ ಮಾಡಿದ್ದು ಥಿಯರಿ, ದೃಷ್ಟಾಂತ ಎಕ್ಸಾಂಪಲ್. ಅದೆಲ್ಲರ ಪ್ರಕಾರ ಪ್ರಕೃತಿ ಶಬ್ದ ಕೂಡ ವಿಷ್ಣು ವಾಚಕವೇ ಆಗಿದೆ. ಓಂ ಅಭಿದ್ಯೋಪರಿ ಚಾಚ್ಯಾವು ಎರಡೇ ಮಾಯಾಂತ ಪ್ರಕೃತಿ ವಿದ್ಯಾಂತು ಮಹೇಶ್ವರ ಮಹಾಮಾಯೇ ವಿದ್ಯೇತಿ ಯತಿರ್ ಮೋಹಿನಿ ಚಿರ್ವಾಸ ನಿತ್ಯೇವೇಚ್ಛಾನಂದ ಕಥ್ಯತೆ ವಚನಾ ಸಭೆ ಸಂಭವಿ ದೈವ ಪ್ರಕೃತಿ ಶಬ್ದೇನ ಉಚ್ಯತೆ. ಆದ್ದರಿಂದ ಎಲ್ಲೆಲ್ಲಿ ಪ್ರಕೃತಿ ಪ್ರಕೃತಿ ವಿಷಯ ಬರುತ್ತೋ ಅಲ್ಲೆಲ್ಲ ಪ್ರಕೃತಿಯ ಚಿಂತನೆ, ಚಿಂತನೆ ಮಾಡುವ ಶಕ್ತಿಯಾದರೂ ಪರಮಾತ್ಮನು. ಆದ್ದರಿಂದ ಪ್ರಕೃತಿಯಿಂದ ಸೃಷ್ಟಿ, ಪ್ರಕೃತಿ ಎನ್ನ ಪದ ಎಲ್ಲವೂ ಯಾರನ್ನು ಹೇಳ್ತಾ ಇದೆ? ವಿಷ್ಣುವನ್ನೇ ಹೇಳ್ತಾ ಇದೆ. ಅಭಿತ್ಯ ಅಂತ ಹೇಳಿದ್ರೇನೋ ಚಿಂತನೆ, ಚಿಂತನೆ ಮಾಡಿ ಜಡ ಪ್ರಕೃತಿಗೆ ಸಾಮರ್ಥ್ಯ ಇಲ್ಲ, ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ಲ. ಆದ್ದರಿಂದ ಪುರುಷನಾದ ವಿಷ್ಣುವನ್ನೇ ಹೇಳ್ತಾ ಇದೆ. ಸೋ ಅವಿದ್ಯಾಜ್ಯೋತಿ ಪ್ರಜ್ಞಾ ಆನಂದ ಅಭಿತ್ಯಾಜ ಸ್ವರೂಪಮೇವ. ಅವಿದ್ಯಾಜ್ಯೋತಿ ಪ್ರಜ್ಞಾ ಆನಂದ ಎಲ್ಲ ಪರಮಾತ್ಮನ ಸ್ವರೂಪವೇ ಆಗಿರೋದ್ರಿಂದ ಪರಮಾತ್ಮ ತನ್ನ ಇಚ್ಛೆಯಿಂದ ಜಗತ್ ಸೃಷ್ಟಿ ಮಾಡಿದಾದರೂ ಒಂದೇ, ಇಚ್ಛಾ ಅವನ ಸ್ವರೂಪವೇ ಆದ್ದರಿಂದ ಏನೇ ಪರಮಾತ್ಮನ ಸೃಷ್ಟಿ ಮಾಡಿದಾದರೂ ಅಂದೇನೆ ಧ್ಯಾಯತೆ ಇಚ್ಛೆ ಇಚ್ಛೆ ಜ್ಞಾನ ಚಿಂತನೆ ಧ್ಯಾಯತಿ ಧ್ಯಾನ ರೂಪೋಸೌ ಸುಖಮತೀವ ಪರಮೈಶ್ವರ್ಯ ಯೋಗೇನ ಏಷ್ಯತೆ ಬ್ರಹ್ಮಾಂಡೇ. ಧ್ಯಾಯತಿ ಧ್ಯಾನ ರೂಪೋಸು ಪರಮಾತ್ಮ ಧ್ಯಾನ ಮಾಡ್ತಾನೆ ಅಂತ ಕರೀತಾರೆ. ಧ್ಯಾನ ಸ್ವರೂಪನೇ ಅವನು. ಸುಖಿ ಸುಖಮತೀವ ಸುಖಿ ಅಂತ ಕರೀತಾರೆ, ಸುಖ ಅಂತಲೂ ಕರೀತಾರೆ. ಪರಮೈಶ್ವರ್ಯ ಯೋಗೇನ ವಿರುದ್ಧಾರ್ಥತೆಯ ಇಷ್ಟೇ ಬ್ರಹ್ಮಾಂಡ. ಪರಮಾತ್ಮ ಆನಂದನೂ ಹೌದು, ಆನಂದಿನೂ ಹೌದು, ಸುಖನೂ ಹೌದು, ಸುಖಿನೂ ಹೌದು, ಬಲನ ಹೌದು, ಬಲಿನೂ ಹೌದು. ಪರಮಾತ್ಮನಲ್ಲಿ ಈ ರೀತಿ ನಾವು ಹಾಗಲ್ಲ, ನಮ್ಮಲ್ಲಿ ಬಲ ಇದೆ ನಾವು ಬೇರೆ ಬಲ ಬೇರೆ, ದೇವರಿಗೆ ಹಾಗಲ್ಲ. ಬಲವೇ ಅವರು ಬಲಿಯೂ ಅವನೇ. ದೇವರು ವಿಶಿಷ್ಟವಾದ ಸಾಮರ್ಥ್ಯವಾದ್ದರಿಂದ ಅಗಲಲ್ಲಿ ಏನೂ ಆಶ್ಚರ್ಯ ಇಲ್ಲ. ಓಂ ಸಾಕ್ಷಾತ್ಯ ಉಭಯ ಆತ್ಮಾರಾತ್ಮೋದು ಮೇನ್ ರೀಸನ್. ಅಂದರೆ ದೇವರಿಗೆ ಎರಡು ರೂಪಾಯಿ ಎಂದು ಉಪನಿಷತ್ತು ಹೇಳಿ ಎರಡುಗಡೆ ಹೇಳ್ತಾ ಇದೆ. ಶ್ರೀ ಶಬ್ದ ಯಾಕೆ ಹೇಳಿದ್ರೆ ದೇವರನ್ನ ಏಷ ಸ್ತ್ರೀ ಏಷ ಪುರುಷ
ಏಷ
ಪ್ರಕೃತಿ
ಏಷ
ಆತ್ಮ
ಏಷ
ಬ್ರಹ್ಮ
ಏಷ
ಲೋಕ
ಏಷ
ಆಲೋಕ
ಏಷೋ
ಹರಿ
ಆದಿ
ಅನಾದಿ
ಅನಂತ
ಅಂತ
ಪರಮ
ಪರಾಧ್ಯಕ್ಷ ರೂಪ ಪೈಂಗಿ ಕೃತೌ ಅರ್ಥಾದೇವ ಈಗ ದೇಶ ಇವನು ಸ್ತ್ರೀ ಇವರು ಪ್ರಕೃತಿ ಅಂತ ಡೈರೆಕ್ಟ್ ಆಗಿ ಹೇಳೋದ್ರಿಂದ ಕತ್ಕೊಳ್ಳ ಪ್ರಸಂಗನೇ ಇಲ್ಲ ಅಂತ ಅರ್ಥ ಆಯ್ತಾ. ಈಗ ವೇದಗಳಲ್ಲಿ ಶ್ರೀಲಿಂಗದ ಶಬ್ದಗಳು ವಿಷ್ಣುವನ್ನು ಹೇಳುತ್ತಾ ಅಂತ ಕೇಳಿದ್ರೆ ವೇದ ಡೈರೆಕ್ಟ್ ಆಗಿ ಡಿಕ್ಲೇರ್ ಮಾಡಿರ್ಬೇಕಾದ್ರೆ ಮತ್ತೆ ಯೋಚನೆ ಮಾಡ್ತೀರಾ? ಸಾಕ್ಷಾತ್ಯ ಉಭಯ ಅಮ್ಮಾನ, ಉಭಯ ಅಂದ್ರೆ ಏನು? ಗುಂಡಿಂಗದ ಪ್ರೇರ ಶ್ರೀಲಿಂಗದ ಪ್ರೇರ ಹೇಳಿರೋದ್ರಿಂದ ಸಮಸ್ಯೆ ಇಲ್ಲ. ಆಮ್ನಾನ ಅಂದ್ರೆ ವೇದಗಳಲ್ಲಿ ಬಂದಿರಬೇಕು. ಆಮ್ನಾಯ ಆಮ್ನಾನ ವೇದೋಕ್ತವಾದ್ರಿಂದ ಆಮ್ನಾನ ಅಂತ ಕೇಳ್ತಾರೆ, ಗೊತ್ತಾಯ್ತಾ? ವೇದ ಕಾಮ್ನಾಯ ಅಂತ ಹೇಳಿದ್ರು. ನಪುಂಸಕ ದೇವರಿಗೆ ಇಲ್ಲ, ನಪುಂಸಕ ರೂಪ ಇಲ್ಲ, ಆದ್ರೆ ನಪುಂಸಕನಿಂದ ಶಬ್ದ ವಾಚ್ಯತ್ವ ದೇವರಿಗೆ. ನಪುಂಸಕ ರೂಪ ಇಲ್ಲ, ನಪುಂಸಕನಿಂದ ವಾಚ್ಯತ್ವ ಇಲ್ಲ. ಫಾರ್ ಎಕ್ಸಾಂಪಲ್, ಬ್ರಹ್ಮಾಂಡ ಶಬ್ದ ಯಾವ ಶಬ್ದ ಅದು? ನಪುಂಸಕನಿಗೆ ಶಬ್ದ, ನಪುಂಸಕನಿಗೆ ಶಬ್ದದಿಂದ ವಾಚ್ಯತ್ವ ಇದೆ, ನಪುಂಸಕತ್ವ ದೇವರಿಗಿಲ್ಲ. ಶ್ರೀಲಿಂಗ ಶಬ್ದ ಅಂತ ಹಾಗಲ್ಲ, ಶ್ರೀಲಿಂಗ ಶಬ್ದ ವಾಚ್ಯತ್ವನೇ ಇದೆ, ಸ್ತ್ರೀತ್ವನೂ ಇದೆ, ಪುಲ್ಲಿಂಗ ಶಬ್ದತ್ವ ವಾಚ್ಯತ್ವನೂ ಇದೆ, ಪುರುಷತ್ವನೂ ಇದೆ, ನವುಂಸಕತ್ವ ಮಾತ್ರ ಇಲ್ಲ ದೇವರಿಗೆ. ಅದು ದೋಷ, ಅದು ನವುಂಸಕತ್ವ ಅನ್ನೋದು ದೋಷ, ಆದ್ದರಿಂದ ಅದು ದೇವರಿಗೆ ಇಲ್ಲ. ಓಂ ಆತ್ಮಕೃತೇ ಪರಿಣಾಮ ಓಂ. ಮತ್ತೆ ಪ್ರಕರ್ಷೇಣ ಕರೋತೀತಿ ಪ್ರಕೃತಿ ರೀತಿ ಯೋಗಾಚ್ಯ. ಮತ್ತೆ ವಾಚ್ಯಾರ್ಥದಲ್ಲೂ ಬಂತು, ಯೋಗಾರ್ಥದಲ್ಲೂ ಬಂತು. ಯೋಗಾರ್ಥ ಅಂದ್ರೇನು? ಅವಯವೇ ಅರ್ಥ. ಪರಾಕೃತಿ ಪ್ರಕೃಷ್ಟ ಕೃತಿ ಎಷ್ಟ ಸಹ ಪ್ರಕೃತಿ. ಈ ಪ್ರಕಾರ ದೇವರಿಗೆ ಅರ್ಥ ಬಂದೇ ಬರುತ್ತೆ. ನೆವೆ ತಿಳ್ಕೊಂಡು ಪ್ರಕೃತಿ ಅಂದರೆ ನೇಚರ್ ಅಂತ ಅರ್ಥ ಮಾಡ್ಕೊಂಡು, ಇಲ್ಲಿ ಹಾಗಲ್ಲ. ಪ್ರಕೃಷ್ಟ ಕೃತಿ ಎಷ್ಟ ಸಹ, ಅವನ ಕೃತಿಯಲ್ಲ ಅತ್ಯಂತ ಶ್ರೇಷ್ಠವಾದದ್ದು. ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿ ಅನಂತ ಗುಣಸ್ಮರವ ಎಂತ ಪ್ರಕೃತಿ ಅಂದರೆ ನಾರಾಯಣ. ಏನು ಯೋಚನೆ ಮಾಡಿ ಇತಿ ಯೋಗಾಚ್ಯ. ಯೋಗಾಚ್ಯ ಅಂದರೆ ಯೋಗ ಯೋಗಾರ್ಥದಿಂದ ಸಿದ್ಧವಾಗತಕ್ಕಂಥ ಅರ್ಥ, ಯೋಗಿಕಾರ್ಥ ಅಂತ. ಪ್ರಕೃತವು ಅನುಪ್ರವಿಶ್ಯ ತಾತ್ಪರಿಣಾಮ್ಯ ಪರಿಣಾಮಕತ್ವೇನ ತತ್ರಸ್ಥಿತ್ವ ಆತ್ಮನೋ ಬಹುಧಾಕರಣ. ಪರಮಾತ್ಮ ಪ್ರಕೃತಿ ಶಬ್ದ ವಾಚ್ಯ ಯಾತಕ್ಕೆ ಅಂದರೆ ಪ್ರಕೃತಿಯೊಳಗೆ ತಾನು ಪ್ರವೇಶ ಮಾಡಿ ಅದರ ಗುಣಗಳನ್ನು ಅಭಿವೃದ್ಧಿಗೊಳಿಸಿ ಕೃತ್ಯಾದಿಗಳನ್ನು ಮಾಡ್ತಾನಾದ್ದರಿಂದ ಪ್ರಕೃತಿ ಅಂತ ಇವನಿಗೆ ಹೆಸರಿದೆ. ಅಸಹೈಷ ಆತ್ಮ ಪ್ರಕೃತಿ ಮನೋಪ್ರವಿಶ್ಯ ಆತ್ಮಾನಂ ಬಹುಧಾಚಕಾರ. ಪರಮಾತ್ಮ ಪ್ರಕೃತಿಯೊಳಗೆ ಪ್ರವೇಶ ಮಾಡಿ ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿದ, ಅದಕ್ಕೆ ಅನೇಕ ರೂಪಗಳನ್ನು ತಾನು ಕೊಟ್ಟ. ತಸ್ಮಾತ್
ತಸ್ಮಾತ್
ಪ್ರಕೃತಿ ತಸ್ಮಾತ್
ತಸ್ಮಾತ್
ಪ್ರಕೃತಿ
ಯಾಚಕ್ಷತೆ
ಮಾನವೇಯ ಕೃತಿ. ಮಾನವೇಯ ಕೃತಿಯಲ್ಲಿ ಸ್ಪಷ್ಟವಾಗಿ ಪರಮಾತ್ಮನಿಗೆ ಪ್ರಕೃತಿ ಶಬ್ದ ವಾಚ್ಯತ್ವವನ್ನು ನಿರ್ವಚನೆ ಮಾಡಿ ತೋರಿಸಿದ್ದಾರೆ. ಅವಿಕಾರೋಪಿ ಪರಮಃ ಕಿಂತು ವಿಕಾರಿ ಅನುಪ್ರವಿಶ್ಯ ಗೋವಿಂದ ಪ್ರಕೃತಿಯತೆ. ಪರಮಾತ್ಮನಿಗೇನಿಲ್ಲ, ಅವಿಕಾರೋಪಿ ವಿಕಾರ ಇವೇ ಇಲ್ಲ. ಪ್ರಕೃತಿಯೊಳಗೆ ಪ್ರವೇಶ ಮಾಡಿ ಸೃಷ್ಟಿ ಮಾಡ್ತಾರೆ. ಪ್ರಕೃತಿ ವಿಕಾರ ಇದೆ, ಪ್ರಕೃತಿ ಟ್ರಾನ್ಸ್ಫಾರ್ ಮಾಡುತ್ತೆ, ಗೊತ್ತಾಯ್ತಾ? ಆದರೆ ಇವತ್ತು ಚಪಾತಿ ಮಾಡ್ತಾನೆ, ಕಿಟ್ಟು ಟ್ರಾನ್ಸ್ಫಾರ್ ಮಾಡಿ ಮಾಡನ್ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ಮಾಡನ್ ಹೇಗಿರ್ತಾನೆ ಹಾಗೆ ಇರ್ತಾನೆ. ಚೇತನಿಗೇನಿಲ್ಲ, ಟ್ರಾನ್ಸ್ಫಾರ್ಮೇಶನ್ ಇಲ್ಲ, ಪ್ರಕೃತಿಗೇನೆ ಟ್ರಾನ್ಸ್ಫಾರ್ಮೇಶನ್ ಇಲ್ಲ. ಅದೇ ರೀತಿಯಲ್ಲಿ ಹಿಟ್ಟು ತಗೊಂಡು ಚಪಾತಿ ಮಾಡಿದಾಗ ಮಾಡಿದವರು ಹಾಗೆ ಹೇಗಿರ್ತಾರೋ, ಪರಮ ಪ್ರಕೃತಿಯೊಳಗೆ ಪ್ರವೇಶ ಮಾಡಿ ಇತ್ಯಾದಿ ಮಾಡಿದಾಗ ಇರ್ತಾರೆ, ಪರಮಾತ್ಮ ಹಾಗೆ ಇರ್ತಾನೆ, ಅವನೇನು ವಿಕಾರ ಆಗೋದೇ ಇಲ್ಲ. ಅದಕ್ಕೆ ಅನುಪ್ರವೇಶ ಗೋವಿಂದ ಪ್ರಕೃತಿ ಚಾಭಿನೀಯತೆ ಇತಿ ನಾರದೀಯ. ಈ ರೀತಿ ವಿಕಾರಿ ಅಂತಕ್ಕಂಥ ಪ್ರಕೃತಿಯೊಳಗೆ ನಿಂತು ತಾನು ವಿಕಾರ ಹೊಂದದೇನೆ ಸೃಷ್ಟಿ ಮಾಡ್ತಾನಲ್ಲ, ಅದಕ್ಕೆ ದೇವರು ಏನಂತ ಹೇಳಿದೆ? ಪ್ರಕೃತಿ ಅಂತ ಹೇಳಿದೆ. ಇತಿ ಚ ಈ ದಶೆ ಅನ್ಯತ್ ಕಲ್ಪ್ಯಂ ಅಪ್ರಾಮಾಣಿಕತ್ವ. ಇದಕ್ಕೆ ಇಷ್ಟಾದ್ವೈತದಲ್ಲಿ ಅದ್ವೈತದಲ್ಲಿ ಬೇರೆ ಬೇರೆ ಅರ್ಥವಾಗುತ್ತೆ, ಅದೆಲ್ಲ ಸರಿ ಅರ್ಥ ಅಲ್ಲ ಅಂತ ಕೊಟ್ಟು ಖಂಡನೆ ಮಾಡ್ತಾನೆ. ಅಪ್ರಾಮಾಣಿಕತ್ವ ಅವ್ರು ಹೇಳಿದ ಅರ್ಥ ಸರಿಯಲ್ಲ. ಓಂ ಯೋನಿತ್ಯ ಹೀಯತೆ.
ಓಂ
ಇನ್ನೊಂದು ಪದ ಬಂತು, ಯೋನಿ ಎನ್ನುವ ಪದ ಇದೆ. ದೇವರು ಹೇಳ್ತಾ ಇದೆ ಅಂತ ಪ್ರಶ್ನೆ, ತಕ್ಷ ಹೇಳ್ತಾ ಹೋಗಿ ದೇವರು ಹೇಳುತ್ತೆ. ಯೋನಿ ಶಬ್ದಕ್ಕೆ ಏನರ್ಥ? ಕಾರಣ ಅಂತ. ಬೇರೆ ಎಲ್ಲದಕ್ಕೂ ಕಾರಣ ಆದರೆ ಯೋನಿ ಶಬ್ದವಾಗಿ ಚೆನ್ನಾಗಿದ್ದಾನೆ, ಏನು ಸಮಸ್ಯೆ ಇಲ್ಲ. ಶಾಸ್ತ್ರ ಯೋನಿ ಸ್ವಾಪ್ ಬಂತಲ್ಲ ಹಾಗೆ. ಅವ್ಯವಹಾನೇನ ಸತ್ತಿ ದ್ವಾರತ್ವ ಸತ್ಯ ಜೈವ ಗೀಯತೆ. ಪರಮಾತ್ಮನಿಗೆ ಸ್ತ್ರೀಗೂ ಪುರುಷರಿಗೆ ವ್ಯತ್ಯಾಸ ಏನು ಯೋಚನೆ ಮಾಡಿ. ಸ್ತ್ರೀಗೂ ಪುರುಷರಿಗೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಪುರುಷ ಗರ್ಭಾಧಾನವನ್ನು ಮಾಡ್ತಾನೆ, ಅದು ಮಗು ಡಯಸ್ಸೋದು ಯಾರಿಂದ? ಸ್ತ್ರೀಯಿಂದ. ಪುರುಷ ಥ್ರೂ ಸ್ತ್ರೀ ಸೃಷ್ಟಿ ಮಾಡ್ತಾನೆ. ಅದ್ರ ಮೇಲ್ನೋಟಕ್ಕೆ ಡೈರೆಕ್ಟ್ ಕಾಸ್ ಯಾರು ಕಂಡ ಕಾಣಿಸ್ತದೆ? ಸ್ತ್ರೀ ಕಂಡ ಕಾಣಿಸ್ತದೆ. ಪುರುಷ ಇಂಡೈರೆಕ್ಟ್ ಕಂಡ ಕಾಣಿಸ್ತಾನೆ. ಪರಮಾತ್ಮ ಪುರುಷನ ಹೌದು, ಪ್ರಕೃತಿನ ಹೌದು ಅಂದ್ರೇನು? ಪರಮಾತ್ಮ ಡೈರೆಕ್ಟ್ ಆದವ್ದು, ಇಂಡೈರೆಕ್ಟ್ ಆದವರು. ಅದಕ್ಕೆ ಬರ ಪ್ರಕೃತಿ ಅಂತ ಕರೀತಾರೆ ದೇವರನ್ನ, ಇವನು ಅಂತ ಕರೀತಾರೆ ಅಷ್ಟೇನೇ ಇಲ್ಲ. ಇದು ದೇವರ ವಿಶೇಷವಾದ ಮತ್ತೊಂದು ರೀತಿ. ಅವ್ಯವಹಾರಿನ ಉತ್ಪತ್ತಿ ದ್ವಾರತ್ವ ಪ್ರಕೃತಿ ಸ್ವ ಸಚ್ಚ ಅಚೈವ ಗೀಯತೆ ಯದ್ಭೂತ ಯೋನಿ ಪರಿಪಚ್ಯಂತಿ ಧೀರಾ ವ್ಯವಧಾನೇನ ಸೂಚಿಸ್ತು ತ್ವಂ ವಿದ್ವದ್ಭಿರುಚ್ಯತೆ. ವ್ಯವಧಾನ ಅಂದ್ರೆ ಮೀಡಿಯೇಷನ್, ಅವ್ಯವಧಾನ ಅಂದ್ರೆ ಈ ಮೀಡಿಯೇಷನ್. ವ್ಯವಧಾನೇನ ಸೂಚಿ ಅಂದ್ರೆ ಹುಟ್ಟೋದು. ವ್ಯವಧಾನೇನ ಇಂಡೈರೆಕ್ಟ್ ಸೃಷ್ಟಿಕರ್ತೃತ್ವ ತಂದೆಗಿದೆ. ಪುಂಸ್ವಂ ವಿದ್ವದ್ಭಿರುಚ್ಯತೆ. ಆದ್ರೆ ಸೂಚಿಯ ಅವ್ಯವಧಾನೇನ ಪ್ರಕೃತಿತ್ವ ಇತಿ ಸ್ಥಿತಿ. ಡೈರೆಕ್ಟ್ ಆಗಿ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಸ್ತ್ರೀಗಿದೆ. ಆದ್ರಿಂದ ಪರಮಾತ್ಮ ಡೈರೆಕ್ಟ್ ಮಾಡ್ತಾನಾದ್ರಿಂದ ಅವನೇನು ಅಂತ ಹೆಸರು ಪ್ರಕೃತಿ ಅಂತಲೂ ಕರೀತಾನೆ. ಅದು ಪ್ರಕೃತಿ ಮೂಲಕ ಮಾಡ್ತಾನಾದ್ರಿಂದ ಪುರುಷ ಅಂತಲೂ ಕರೀತಾರೆ. ಇಂಥ ವೈಭವ ಯಾರಿಗೂ ಇಲ್ಲ, ದೇವರಿಗೆ ಮಾತ್ರ ಇದೆ ಅಂತ ಹೇಳ್ತಾರೆ. ಪರಃ ಕುಮಾನ್ ಉಭಯಾತ್ಮಕ ಸೂತಿತ್ವಾ ವಾಸುದೇವ ಪರಃ ಕುಮಾನ್ ಪ್ರಕೃತಿ ಪುರುಷಶ್ಚೇತಿ ಶಬ್ದೈರೇಕೋಭಿಧೀಯತೆ ಬ್ರಹ್ಮಾಂಡೇ. ಈ ಎಲ್ಲ ರೀತಿಯಲ್ಲೂ ಪರಮಾತ್ಮ ಸೃಷ್ಟಿಕರ್ತನಾಗಿರೋದ್ರಿಂದ ಪ್ರಕೃತಿ ಅಂತಲೂ ಕರೀತಾರೆ, ಪುರುಷ ಅಂತಲೂ ಕರೀತಾರೆ. ಓಂ ಏತೇನ ಸರ್ವೇ ವ್ಯಾಖ್ಯಾತ ವ್ಯಾಖ್ಯಾತ ಓಂ. ಇದು ಎರಡು ರೀತಿ ಅರ್ಥ ಇದೆ. ಏತೇನ ಸರ್ವೇ ವ್ಯಾಖ್ಯಾತ ಇಷ್ಟು ಹೇಳಿದ್ರಿಂದ ಇದು ಏನೇ ಕೇಳಿದ್ರು ಕೂಡ ಅಂಡರ್ಸ್ಟ್ಯೂಡ್ ಅಂತ ಹೇಳಿ. ಇಷ್ಟು ಹೇಳಿದ ಮೇಲೆ ಎಲ್ಲ ಟೈಪ್ ಎಕ್ಸಾಂಪಲ್ಸ್ ಕೊಟ್ಟಿರೋದ್ರಿಂದ ಸೂತ್ರ ಆದ್ದರಿಂದ ವಿ ಕ್ಯಾನ್ ಸಾಲ್ವ್ ಎನಿ ಪ್ರಾಬ್ಲಮ್ ಅಂತ ಅದು ಹೇಳ್ಬಿಟ್ಟಿದ್ದೇವೆ. ಎಲ್ಲ ಸತ್ ಇನ್ನೊಂದು ಸತ್ ವ್ಯಾಖ್ಯಾತ ಅಂತ ಯಾತಕ್ಕೆ ಅಂದರು ಅಂದರೆ ಅಧ್ಯಾಯ ಮುಗಿಬೇಕು ಎರಡು ಸತ್ ಹೇಳ್ತಾರೆ. ಅನಾವೃತ್ತಿ ಶಬ್ದ ಅನಾವೃತ್ತಿ ಶಬ್ದ ಆ ರೀತಿ ಅಧ್ಯಾಯ ಮುಗಿತಾ ಇದೆ. ಅಧ್ಯಾಯ ಮುಗಿತಾ ಇದೆ ಸಮನ್ವಯ ಅಧ್ಯಾಯ. ಅದಕ್ಕೋಸ್ಕರನೇ ಏತೇನ ಸರ್ವೇ ವ್ಯಾಖ್ಯಾತ ವ್ಯಾಖ್ಯಾತ ಅಂತ ಹೇಳ್ತಾರೆ. ಅದಕ್ಕಿನ್ನೊಂದು ಅರ್ಥ, ಏತೇನ ಸರ್ವೇ ಅವ್ಯಾಖ್ಯಾತ ವ್ಯಾಖ್ಯಾತ. ಏನು ಹೇಳಿಲ್ಲ ಅವು ಕೂಡ ಹೇಳಲ್ಪಟ್ಟಂತೆ ಆಯಿತು. ಇನ್ನೊಂದು ಅರ್ಥ ಆಯ್ತಾ, ವ್ಯಾಖ್ಯಾತ ವ್ಯಾಖ್ಯಾತ ಕನ್ಕ್ಲೂಷನ್, ಅವ್ಯಾಖ್ಯಾತ ವ್ಯಾಖ್ಯಾತ ಹೇಳಿದಾಗಲೇ ಹೇಳ್ತಂತೆ ಹೇಳ್ಬಿಟ್ಟಿದೆ. ಇದು ಭಾರತ ಇದೆ. ಏತೇನ ಸರ್ವೇ ವಿಜ್ಞಾನಿ ಶಬ್ದ ಅಪಿ ವ್ಯಾಖ್ಯಾತ. ನೋಡಿ ಇನ್ನೊಂದು ವಿಚಿತ್ರ ಪದ ಶೂನ್ಯ ಅಂತ ಇದೆ. ನಮ್ಮ ಪ್ರಕಾರ ಇದು ಶೂನ್ಯ ಅಂದ್ರೇನು? ಭಾರಿ ಕೆಟ್ಟ ಪದ. ದೇವ್ರು ಹೇಳಬಹುದು, ದೇವ್ರು ಹೇಳುತ್ತೆ ಅಂತ ಹೇಳಿದ್ರೆ ಶೂನ್ಯ ಅನ್ನೋದು ದೇವ್ರು ಹೇಳುತ್ತೆ, ಅಸತ್ ಅಂದ್ರೆ ದೇವ್ರು ಹೇಳುತ್ತೆ, ತುಚ್ಛ ಕೆಟ್ಟ ಪದ ದೇವ್ರು ಹೇಳುತ್ತೆ ಆಯ್ತಾ, ತುಕ್ಕಿ ದೇವ್ರು ಹೇಳುತ್ತೆ. ಯಾವ ಎಷ್ಟು ಪದ ನೀವು ಕೇಳ್ತೀರೋ ಹೌದು ದೇವ್ರು ಹೇಳುತ್ತೆ ಅಂತ ಕಂಡುಕೊಂಡು ಹೇಳಿದ್ರು. ಏಷಗೇವ ಶೂನ್ಯ ಏಷಗೇವ ತುಚ್ಛ ಏಷಗೇವ ಅಭಾವ ಏಷಗೇವ ಅವ್ಯಕ್ತೋ ಅವೃತ್ಯೋ ಅಚಿತ್ಯೋ ನಿರ್ಗುಣಸ್ಯಾಹೋಪರಿಷತ್ತಿ. ಮಹೋಪರಿಷತ್ತಿನಲ್ಲಿ ದೇವರನ್ನ ಶೂನ್ಯ ತುಚ್ಛ ಎಲ್ಲ ಕರೆದುಬಿಟ್ಟಿದ್ದಾರೆ ಅಂತ ಹೇಳಿ ಆ ಗಾಬರಿ ಆಗಿರ್ತಾನೆ. ಏನೀಗೆಲ್ಲ ಹೇಳಿಬಿಟ್ರೆ ಭೌತದ ಕಣ್ಣೆ ಯಾಕೆ ಮಾಡ್ತೀವಿ ನಾವೀಗ ಶೂನ್ಯವನ್ನು ಬರದಂತ ಅಂತ ಕರೀತಾರೆ. ನೀವು ಅದನ್ನೇ ಹೇಳಿದರೆ ನಾವು ಗೋತ್ರ ಆಗಿದ್ರೆ ಮಾತ್ರ ಗೋತ್ರ ಆದಾಗ ಯಾಕಲ್ಲ ಅಂತ ಹೇಳ್ತಾರೆ. ಹಾಗಲ್ಲ, ಶೂನ್ಯ ಶಬ್ದಕ್ಕೆ ಅವರು ಶೂನ್ಯ ಅಂತ ತಿಳ್ಕೊಂಡಿರೋದೇ ಬೇರೆ, ನಾವು ಹೇಳೋದೇ ಬೇರೆ. ವರ್ಡ್ ಇಸ್ ಸೇಮ್ ಅಂದರೆ ಮೀನಿಂಗ್ ಇಸ್ ಸೇಮ್ ಅಲ್ಲ, ಅರ್ಥ ಆಯ್ತಾ. ಅವರು ಶೂನ್ಯ ಅಂದರೆ ನೀರಿಸ್ತವ್ರು, ನಥಿಂಗ್ ಎಕ್ಸಿಸ್ಟ್ ಅಂತ ಹೇಳ್ತಾರೆ. ದೇವರಿಗೆ ಶೂನ್ಯ ಅಂತ ಆ ಹೆಸರು ಬಂದಿಲ್ಲ. ಶೂನ್ಯ ಅಂದ್ರೇನು? ಕೆಮ್ಮೂನಂ ಕುರುತೇ ಅಸ್ತು ವಿಷ್ಣು ಅದೃಷ್ಟ ಸನ್ ಪರಸ್ವಯಂ. ಪರಮಾತ್ಮ ಅಯೋಗ್ಯರಿಗೆ ಕೆಮ್ಮ ಸುಖ ಇದ್ದದ್ದೇ ಮಾಡ್ತಾರೆ, ಅದಕ್ಕೆ ದೇವರಿಗೆ ಶೂನ್ಯ ಅಂತ ಹೇಳಿ. ಕೆಮ್ಮೂನಂ ಕುರುತೆ ಅವರು ಸುಖವನ್ನು ಕಡಿಮೆ ಹಾಕ್ತಾರೆ, ದುರ್ಯೋಧನ ಸುಖ ಬರದಂತೆ ಮಾಡ್ತಾರೆ, ಅದಕ್ಕೆ ಶೂನ್ಯ ಅಂತ ದೇವರಿಗೆ ಹೇಳಿದೆ. ಅಷ್ಟೇ ಅಲ್ಲ, ಪ್ರಳಯ ಕಾಲದಲ್ಲಿ ಪರಮಾತ್ಮ ಏನೂ ಕೆಲಸ ಮಾಡಬೇಕು, ಕೃಷಿಯಾದಿಗಳು ಮಾಡೋದಿಲ್ಲವಲ್ಲ, ಸುಂದರ ಕೂತಿರ್ತಾನಲ್ಲ, ಅದಕ್ಕೆ ಏನಂತ ಹೇಳುತ್ತೆ? ಶೂನ್ಯ ಅಂತ. ಅಂದರೆ ಹೊರಗಿನ ಕೆಲಸ ಏನೂ ಮಾಡೋದಿಲ್ಲ, ಸುಂದರ ಕೂತಿರ್ತಾರಂತಲ್ಲ ಹಾಗೆ ಬಯ್ಯೋ ಪದ ದೇವರಿಗೆ ಹೊಗಳ ಪದ. ಸುಂದರ ಕೂತಿರ್ತಾರೆ ಯಾಕೆ ಅಂದರೆ ತಿನ್ನೋದು ಬೇಕು, ಕೆಲಸ ಮಾಡೋದು ಬೇಡ. ದೇವರು ಆಗ ಎಲ್ಲ ತಂದೆ, ಸುಂದರ ಕೂತಿದ್ರೆ ಶೂನ್ಯ ಆಗಿ ಫ್ರೀ ಅಂತಾರಲ್ಲ. ಆಚೆ ಶೂನ್ಯ ಅಂದರೆ ಅದೇ, ಸೂಕ್ಷ್ಮ ಅಂದರೆ ಇಂಡಿವಿಜುವಲ್ ಬಾರಿ ಮೈನೂಟೆಸ್ಟ್ ಫಾರಂ ಇದೆ ಅಂತ. ಶೂನ್ಯ ಅಂದರೆ ಉಳಿದವರು ಸುಟ್ಟ ತೆಗೆದಾಕ ಶಕ್ತಿ ದೇವರಿಗೆ, ನಮಗೆ ಆ ಶಕ್ತಿ ಇಲ್ಲ. ನಮ್ಗೆ ಆಗದವ್ರು ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ, ಹೊಟ್ಟೆ ಗಿಚ್ಚಾಗುತ್ತೆ, ಇವೋ ಕಾಫಿ ಬೆರಿತಾ ಇದ್ದಾರಲ್ಲ, ಸುಖ ಹೋಗಲಿ ಅಂತ ಅನ್ಸುತ್ತೆ, ಹೋಗುತ್ತೆ ಇನ್ನು ಜಾಸ್ತಿ ಆಗ್ತಾ ಇರುತ್ತೆ. ನಮಗೆ ದೇವ್ರು ಹಾಗಲ್ಲ, ಕಟ್ ಮಾಡಿ ಕೊಡ್ತಾರೆ. ನಿಮಗೆ ಕಿರಣಕ್ಕೆ ದುರ್ಯೋಧನ ಮೊದಲಾದ ಸುಖವನ್ನು ನಾಶವನ್ನು ಅಂದಂತ ಕೇಳ್ತಾರೆ. ಈ ಶಕ್ತಿ ಯಾರಿಗಿಲ್ಲ, ದೇವರಿಗೆ ಮಾತ್ರ ಇದೆ. ಆದ್ದರಿಂದ ಶೂನ್ಯ ಅಂತ ಹೆಸರಿದೆ. ತಸ್ಮಾ ಶೂನ್ಯಮಿತಿ ಪ್ರೋಕ್ತ ಶೋಧನಾರ್ಥ ಶುದ್ಧ ಉಚ್ಯತೆ. ದೇವರು ತುಚ್ಛ ಅಂತ ಯಾಕೆ ಕರೀತಾರಂದ್ರೆ ತುಚ್ಛ ತುಚ್ಛ ಬಿಡಿಸ್ಬೇಕು. ತುಚ್ಛ ತುಚ್ಛ ಶೋಧನಾರ್ಥ ತುತ್ ಸಣ್ಣತ್ವ ತುಚ್ಛ. ತುಚ್ಛ ಅಂದ್ರೇನು, ಶೋಧನ ಅಂದ್ರೇನು ಪ್ರೇರೇಪಣೆ ಮಾಡ್ತಾರೆ, ಚಹಾ ಅಂದ್ರೇನು ಕಣ್ಣಿ ಕಾಣೋದಿಲ್ಲ. ಅದಕ್ಕೆ ತುಚ್ಛಾದ ದೇವರಿಗೆ ಎಲ್ಲ ಕೆಲಸ ಮಾಡ್ತಾನೆ, ತನ್ನ ಕಣ್ಣಿ ಕಾಣದೇ ಇಲ್ಲ, ಅದಕ್ಕೆ ತುಚ್ಛಾದ ದೇವರಿಗೆ ಹೆಸರಿದೆ. ಹೊರಗಿನ ಅರ್ಥ ಏನು, ಕೀಳು ಮನುಷ್ಯ ಅಂತ. ಆ ಅರ್ಥ ಇನ್ನೊಂದು ಅರ್ಥ, ನಿನ್ನೆ ಹೇಳಿದ ದುಃಖಿ ದುಃಖ ತೀಳು ನೀಚತನದ ಸ್ವಾಮಿತ್ವ ದೇವರಿಗಿದೆ, ಅವನು ನೀಚ. ತುಚ್ಛತ್ವದ ಸ್ವಾಮಿತ್ವ ದೇವರಿಗಿದೆ, ಅವನು ತುಚ್ಛ. ಇನ್ನೊಂದು ಅರ್ಥ ಅಂದರೆ ತುಚ್ಛ, ಎಲ್ಲರೂ ಪ್ರೇರಣೆ ಮಾಡ್ತಾನೆ, ಯಾರ ಕಣ್ಣಿಗೂ ಕಾಣದು. ಬ್ರಹ್ಮ ಭವಾದಿಗಳ ನಾಮದೇ ಕರೆಸುವುದು ತನ್ನ ಮಹಿಮೆಯ ತೋರಗೋಣ ಜಗಕ್ಕೆ. ಇದು ದೇವರ ವೈಶಿಷ್ಟ್ಯ. ನಾವು ಏನೂ ಮಾಡದೆ ಪ್ರೊಜೆಕ್ಟ್ ಆಗ್ತೇವೆ, ಇವರು ಎಲ್ಲ ಮಾಡಿ ಕಣಿ ಕಾಣದೇ. ಅದು ಗ್ರೇಟೆಸ್ಟ್ ಅವರು ಅಲ್ವಾ, ಭಾರಿ ಗ್ರೇಟ್. ಲಕ್ಷಾಂತರ ಊಟ ಹಾಕ್ತಾನೆ, ಯಜಮಾನ್ ಯಾರನ್ನ ಗೊತ್ತಿಲ್ಲ ಅಂತ ಮೂಲ. ಎಷ್ಟು ಸಿಂಪಲ್ ಆಗಿದೆ, ಒಬ್ಬರಿಗೆ ಹಾಕ್ತಾನೆ ಹೇಳಿದ್ರೆ ಹೇಳಿದ್ದೆ ಹೇಳಿದ್ದೆ ಹೇಳಿ ಆಚಾರ್ಯ ತಿಂದೋದ್ರು ತಿಂದೋದ್ರು ಅಂತ ಹೇಳ್ತಾರೆ. ಅಂದ್ರೆ ಇವ್ರು ನೋಡಿದ್ರೆ ಬಾಡಿ ಹೊರಗೆ ಹೇಳ್ತಾನೆ, ಅದು ಬಾಡಿ ಬೇರೆ ಹೇಳಬೇಕು. ಅದಕ್ಕೆ ದೇವರು ಎಲ್ಲವನ್ನೂ ಪ್ರೇರೇಪಣೆ ಮಾಡಿ ಯಾರ ಕಣ್ಣಿ ಕಾಣದ ಕೊಡ್ತಾನಲ್ಲ, ತುಚ್ಛ ಅಂತ ಕರೀತಾರೆ. ದೈಹ ಭಾವ ಇದು ಯೋಗ್ಯ ಪುರುಷೋತ್ತಮ ಅಥವಾ ಅಭಾವಂ ವದಂತೇನನ್ನು. ದೇವರನ್ನ ಭಾವ ಇತ್ತು ತಿಳ್ಕೊಳ್ಳೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಅದು ದೇವರಿಗೆ ಅಭಾವ ಅಂತ. ದೇವರನ್ನು ಪೂರ್ತಿ ತಿಳ್ಕೊಳ್ಳೋದಕ್ಕೆ ಯಾರ ಕೈಲಾಗೋದ್ರಿಂದಾಗಿನೇ ಅಭಾವ ಅಂತ ಕರೀತಾರೆ. ನಾಶ್ಯತ್ವ ನಾಶಯಿತ್ತೆ, ನನಾಶ್ಯತ್ವ ನಾಶಯಿತ್ತೆ. ಪರಮಾತ್ಮ ಯಾರಿಗೂ ನಾಶ ಪಡೋದಕ್ಕೆ ಸಾಧ್ಯನೇ ಇಲ್ಲ, ಆದರೆ ದೇವರಿಗೆ ನಾಶ ನಾಶ ಅಂತ ಕರೀತಾರೆ. ಸರ್ವ ಅಥವಾ ನಾಶ ಮಾಡೋ ವಸ್ತುಗಳು ನಾಶ ಮಾಡತಕ್ಕಂಥ ವಿವರಣದಿಂದಾಗಿನೇ ನಾಶಸ್ವಾಮಿ ನಾಶ ಅಂತ ಕರೀತಾರೆ. ಸರ್ವಸ್ಯ
ತಪಧೀನತ್ವಾಧಿಧೇಯತೂಲಿ
ಸರ್ವಸ್ಯ ತಪಧೀನತ್ವ ಎಲ್ಲವನ್ನು ಅಧೀನವಾದ್ರಿಂದಾಗಿನೇ ಆಯಾ ಶಬ್ದದಿಂದ ಪರಮಾತ್ಮ ವಾಚ್ಯನಾಗಿದ್ದಾನೆ. ಅನ್ಯೇಷಾಂ ವ್ಯವಹಾರಾರ್ಥಂ ವಿಚ್ಯತೆ ವ್ಯವಹಾರಸ್ಪೃತಿ ಮಹಾಸೌಮೆ. ಉಳಿದವರ ವ್ಯವಹಾರಕ್ಕೋಸ್ಕರವಾಗಿ ಬೇರೆ ಬೇರೆ ಅರ್ಥ ಮಾಡ್ತೇವೆ ಹೊರತು ಮುಖ್ಯಾರ್ಥ ದೇವರೇ ಆಗಿದ್ದಾನೆ ಅಂತೇಳಿ ಮಹಾಪೂರ್ವ ಪುರಾಣ ಹೇಳ್ತಾ ಇದೆ. ಮಹಾಪೂರ್ವ ಪುರಾಣ ಉಪಪುರಾಣ, ಪೂರ್ವಪುರಾಣ ಮಹಾಪುರಾಣ, ಮಹಾಪೂರ್ವ ಪುರಾಣ ಉಪಪುರಾಣ, ವರಾಹ ಪುರಾಣ ಮಹಾಪುರಾಣ, ಮಹಾವರಾಹ ಉಪಪುರಾಣ. ಗೊತ್ತಾಯ್ತಾ? ಆ ರೀತಿ ನಾರದೀಯ ಉಪನಾರದೀಯ, ನಾರದೀಯ ಪುರಾಣ ಮಹಾಪುರಾಣ, ಉಪನಾರದೀಯ ಪುರಾಣ ಉಪಪುರಾಣ. ಅಲ್ಲಿ ಉಪನೇ ಬಂದಿದೆ, ಇಲ್ಲಿ ಮಹಾ ಬಂದಿದೆ ಎಂಬ ವಿಶೇಷ. ಏತೇನ ಸತದೀನತ್ವಾಯುಕ್ತಿ ಸಮುದಾಯೇನ ಏತೇನ ಸರ್ವೇ ವ್ಯಾಖ್ಯಾತ ಅಂತ ಹೇಳಿದ್ರಲ್ಲ, ಏತೇನ ಏನರ್ಥ ಅಂದರೆ ತದಧೀನತ್ವ ಯುಕ್ತಯುಕ್ತಿ ಸಮುದಾಯೇನ. ತದಧೀನತ್ವಾದಿ ಯುಕ್ತಯುಕ್ತಿ ಸಮುದಾಯೇನ, ಅವನು ಅಧೀನವಾಗಿದ್ದಾರೆ ಅನ್ನೋ ಕಾರಣದಿಂದ ಹಿಡಿದು ಬೇರೆ ಎಲ್ಲ ಕಾರಣಗಳಿಂದ ಕೂಡ ಎಲ್ಲ ಶಬ್ದವೂ ಕೂಡ ಪರಮಾತ್ಮನನ್ನೇ ಹೇಳ್ತಾ ಇವೆ. ಆದ್ದರಿಂದ ಸರ್ವಶಬ್ದವಾಕ್ಯ ದೇವರೇ ಆಗಿದ್ದಾನೆ. ಅವಧಾರಣಾರ್ಥಂ ಸರ್ವಶ್ಯಾಪಿ ಉಕ್ತಶ್ಯಾಧ್ಯಾಯ ಭೂತತಃ ವಿರುಕ್ತಿಂ ಕುರ್ವತೆ ಪ್ರಾಜ್ಞಾಃ ಧ್ಯಾಯಾಂ ದೇವಿ ನಿರ್ಣಯೇ ವರಾಹ ಸಂಹಿತಾಯ. ಎಂಥ ಜಾತಕ್ಕೆ ಬಂದು ಕಾರಣ ಕೊಡ್ತಾರೆ. ಅವಧಾರಣಾರ್ಥಂ ಸರ್ವಶ್ಯಾಪಿ ಉಕ್ತಶ್ಯ ಅಧ್ಯಾಯ ಮೂಲತಃ ಇಷ್ಟೊತ್ತು ಹೇಳಿದ್ದೆಲ್ಲ ಕೂಡ ಅತ್ಯಂತ ಸರಿಯಾದದ್ದು ಅಂತ ಹೇಳೋದಕ್ಕೆ ಒಂದು ಕಾರಣ, ಮತ್ತು ಅಧ್ಯಾಯ ಮುಕ್ತಾಯವಾಗ್ತದೆ ಅಂತ ಹೇಳೋದು ಎರಡನೇ ಕಾರಣ. ಅದಕ್ಕಾಗಿ ತಿರುಸ್ತಿಂ ಕುರುವತೆ ಪ್ರಾಜ್ಞಾ ಅಧ್ಯಾಯ ಅಂತೇ ನಿರ್ಣಯ. ಅಧ್ಯಾಯದ ಕೊನೆಗೆ ಎರಡು ಸರ್ತ್ ಹೇಳ್ತಕ್ಕಂಥ ಜ್ಞಾನಿಗಳ ಲಕ್ಷಣ, ಅದಕ್ಕೆ ವ್ಯಾಖ್ಯಾತ ವ್ಯಾಖ್ಯಾತ ಎರಡು ಸರ್ತ್ ಹೇಳಿದ್ದಾರೆ ಅಂತ ಹೇಳಿ ಅದಕ್ಕೆ ಆಧಾರ ಕೊಡ್ತಾರೆ. ಮತ್ತೆ ಇತಿ ವರಾಹ ಸಂಹಿತಾಯ, ವರಾಹ ಸಂಹಿತ ಅಂತ ಒಂದು ಗ್ರಂಥ, ಅದರ ಹೇಳಿದ್ದಾರೆ. ವರಾಹ ಪುರಾಣ ಬೇರೆ, ವರಾಹ ಸಂಹಿತ ಅದರ ಹೇಳಿದ್ದಾರೆ. ಏ ತೇರ ವ್ಯಾಖ್ಯಾತಾಧಿಕರಣ ಅಲ್ಲಿಗೆ ಅಧಿಕರಣ ಉಂಟು. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಶ್ರೀಮದ್ ಬ್ರಹ್ಮಸೂತ್ರ ಭಾಷೆ ಪ್ರಥಮಾಧ್ಯಾಯಸ್ಯ ಚತುರ್ಥಪಾದ. ಇದು ಶ್ರೀ ಬ್ರಹ್ಮಸೂತ್ರ ಭಾಷೆ ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯ ಮುಗಿಸಿ ಸರ್ವ ಶಬ್ದಗಳನ್ನು ಕೂಡ ದೇವರಲ್ಲಿ ಸಮನ್ವಯ ಮಾಡಿಕೊಳ್ತಿದ್ದರಿಂದ ನಮಗೆ ಶಾಸ್ತ್ರವಿವರಿಸುವಾಸವು ಕ್ಲಿಯರಾಗಿದೆ. ಶಾಸ್ತ್ರವಿವರಿಸುವಾಸ ಎಲ್ಲ ಶಾಸ್ತ್ರದ ಎಲ್ಲ ಪದಗಳಿಂದ ಪರಮಾತ್ಮನೇ ವಾಚ್ಯನಾಗಿದ್ದಾನೆ ಅನ್ನೋ ಕಾರಣ. ಅದು ವಿಶೇಷ ಮುಂದಾಯ್ತು. ಈಗ ಅವಿರೋಧಾಧ್ಯಾಯ ಅಂತ ಅವಿರೋಧಾಧ್ಯಾಯ ಇಷ್ಟೆಲ್ಲ ಹೇಳಿ ಮುಂದೇನು ಹೇಳ್ತಾರೆ ಅನ್ನೋ ಕುತೂಹಲ, ಅದಕ್ಕೆ ವಿರೋಧ ಇಲ್ಲ ಅದನ್ನು ತೋರಿಸ್ಕೊಡ್ತಾರೆ. ಅದನ್ನು ನೋಡಿ ಈಗ ಹತ್ತು ಹತ್ತು ಆಗಿದೆ, ಹತ್ತು ಮುಕ್ಕಾಲಿದೆ, ಹತ್ತು ಮುಕ್ಕಾಲಿಂದ ಕಟ್ಟಿದೆ. ಹೇಳಿ ಹೇಮ ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇಮಿತಃ ಎಳವೋ ಶವಹಂ ಕೇನ ಪ್ರಿಯತಾಂ ಕಮಲಾವಯಃ ನಾರಾಯಣ ಮುನಿ ಸರ್ವೇಂದ್ರಿಯಂ ಲೋಕಪ್ರದಂ ಬ್ರಹ್ಮಸೂತ್ರಗಳನ್ನು ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಂತ ಕರೀತಾರೆ. ಇಷ್ಟೊತ್ತು ಹೇಳಿದ್ರೆ ಸಾರಾಂತ ಇದೆ, ಮೊದಲನೇ ಕಾಯಿದ ಒಟ್ಟು ಸಾರಾಂತ ಇದೆ ಅಂದರೆ ಬ್ರಹ್ಮಸೂತ್ರಗಳಿಗೆ ಬ್ರಹ್ಮಮೀಮಾಂಸಾ ಶಾಸ್ತ್ರ ಅಂತ ಹೇಳಿದರು. ಬ್ರಹ್ಮ ಅಂದರೆ ಪರಮಾತ್ಮ, ಆತನ ವಿಚಾರವನ್ನು ತಿಳಿಸ್ಕೊಡ್ತಕ್ಕಂಥ ಶಾಸ್ತ್ರ ಅಂತ ಒಂದರ್ಥ. ಬ್ರಹ್ಮ ಅಂದರೆ ವೇದಗಳು ಅಂತರ್ಥ. ವೇದಾರ್ಥವನ್ನು ನಿರ್ಣಯ ಮಾಡಿಕೊಡ್ತಕ್ಕಂತಹ ಶಾಸ್ತ್ರ ಅಂತ ಇನ್ನೊಂದರ್ಥ. ಅಂತಹ ಬ್ರಹ್ಮಸೂತ್ರಗಳಲ್ಲಿ ನಾಲ್ಕು ಅಧ್ಯಾಯಗಳು, ಸಮನ್ವಯಾಧ್ಯಾಯ, ವಿರೋಧಾಧ್ಯಾಯ, ಸಾಧನಾಧ್ಯಾಯ ಮತ್ತು ಫಲಾಧ್ಯಾಯ ಅಂತೇಳಿ. ಮೊದಲನೇದು ಸಮನ್ವಯಾಧ್ಯಾಯ. ಸಮನ್ವಯಾಧ್ಯಾಯ ಅಂದರೆ ಎಲ್ಲ ಶಬ್ದಗಳನ್ನು ಕೂಡ ಪರಮಾತ್ಮನಲ್ಲಿ ಮಹಾತಾತ್ಪರ್ಯ ಬದ್ದೇವೆ ತಿಳಿಸತಕ್ಕಂಥ ಅಧ್ಯಾಯಕ್ಕೆ ಸಮನ್ವಯಾಧ್ಯಾಯ ಅಂತೇಳಿ. ಮೊದಲಿಗೆ ಓಂ ಓಂ ಮಹಾಮೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಹೇಳ್ತಾ, ಬ್ರಹ್ಮ ಜಿಜ್ಞಾಸೆ ಯಾತಕ್ಕೆ ಮಾಡಬೇಕು ಅಂದರೆ ಬೇರೆ ಯಾವುದರಿಂದಲೂ ನಮಗೆ ಸಂಸಾರದಿಂದ ಬಿಡುಗಡೆ ಸಾಧ್ಯ ಇಲ್ಲ, ಭಗವದ್ ಅನುಗ್ರಹದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಅಂತ ಭಗವದ್ ಅನುಗ್ರಹ ಮಾಡಬೇಕಾದ ಆತನ ಭಕ್ತಿ ಮಾಡಬೇಕು. ಆ ಭಕ್ತಿ ಮಾಡಬೇಕಾದ ಆತನ ಬಗ್ಗೆ ಜ್ಞಾನ ಬರಬೇಕು. ಆ ಜ್ಞಾನ ಕೊಡೋದಕ್ಕೋಸ್ಕರವಾಗಿ ನಾವು ಶಾಸ್ತ್ರ ಬರೀತಾ ಇದ್ದೇವೆ. ಅದನ್ನು ಓದಿ ಅಂತ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಓಂ ಅಂದರೆ ಗುಣಪೂರ್ಣನಾದ ನಾರಾಯಣ, ಅಥ ಅಂದರೆ ಅರ್ಹತೆಯನ್ನು ಸಂಪಾದನೆ ಮಾಡಿದೆ ಮೇಲೆ ಅಂತ, ಅತಃ ಅಂದರೆ ಹೇತ್ವರ್ಥ. ಯಥೋ ನಾರಾಯಣ ಪ್ರಸಾದ ಮೃತೇನ ಮೋಕ್ಷ, ದೇವರ ಅನುಗ್ರಹದ ಹೊರತು ಮೋಕ್ಷ ಇಲ್ಲ. ಆದ್ದರಿಂದ ಅಂತಹ ಅನುಗ್ರಹಕ್ಕೋಸ್ಕರವಾಗಿ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು. ದೇವರು ಪರಮಾನುಗ್ರಹ ಮಾಡಿದರೆ ನಮಗೆ ಮೋಕ್ಷ ಅಂತ ಪರಮಾನುಗ್ರಹ ದೇವರು ಮಾಡಬೇಕಾದ್ರೆ ಅದನ್ನು ತಿಳ್ಕೊಂಡ್ರೆ ಮಾತ್ರ ಮಾಡ್ತಾರೆ. ಬೇರೆ ಯಾವುದೇ ಸಾಧನೆಯಿಂದ ದೇವರು ಪೂರ್ಣಾನುಗ್ರಹ ಮಾಡೋದಿಲ್ಲ. ಅಂತ ಪೂರ್ಣಾನುಗ್ರಹಕ್ಕೋಸ್ಕರವಾಗಿ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಹೇಳಿ ಆಚಾರ್ಯರು ಅದಕ್ಕೆ ಅರ್ಥ ಬರುತ್ತೆ. ಸ್ವಾಪರ್ಯಗಳ ಕೊನೆಗೆ ಗೌತಮರ ಶಾಪವು ಸೇರಿಬಿಟ್ಟು ಕಾಲಬಲ ಮೊದಲಾದ ಕಾರಣದಿಂದ ಎಲ್ಲ ವಿಧವಾದ ರೀತಿಯಲ್ಲಿ ಜ್ಞಾನ ಲೋಪವಾದಾಗ ಸಾಕ್ಷಾತ್ ಭಗವಂತನಾದ ನಾರಾಯಣ ವೇದವ್ಯಾಸ ರೂಪದಿಂದ ಅವತಾರವನ್ನು ಮಾಡಿ ಸಕಲ ವೇದಗಳನ್ನು ಕೂಡ ಆದಿಶಕ್ತಿಯಲ್ಲಿ ಹಾಗೆ ಹೊರಹಾಕಿಬಿಟ್ಟು ಮಹಾಭಾರತಾದಿಗಳ ರಚನೆ ಮಾಡಿ ತನ್ನ ನಿರ್ಣಯ ಅದರ ನಿರ್ಣಯಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಗಳನ್ನು ಬರೆದಿದ್ದಾರೆ. ಅದು ಹಿನ್ನೆಲೆ ಕೊಟ್ಟು ಅದಾದ ಮೇಲೆ ಎರಡನೇ ಅಧ್ಯಾಯದಲ್ಲಿ ಪರಮಾತ್ಮ ಲಕ್ಷಣ ಏನು ಅಂತ ಕೇಳಿದರೆ ಜನ್ಮಾದ್ಯತೆಯ ಸಹ ಈ ಜನ್ಮಾದಿ ಅಚ್ಚ ಜಗತ. ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಮೊದಲಾದ ಎಲ್ಲವನ್ನೂ ಕೂಡ ಎಲ್ಲರಿಗೂ ಕೂಡ ಎಲ್ಲ ಕಾಲಕ್ಕೂ ಕೂಡ ಯಾವೊಬ್ಬನು ಮಾಡ್ತಾನೋ ಅವನೇ ಪರಮಾತ್ಮ ಅಂತ ಹೇಳಿ ದೇವರನ್ನ ತಿಳಿಸಿ ಅಂಥವ್ರಿಗೆ ತಿಳ್ಕೊಬೇಕು. ಅಷ್ಟೇ ಎಲ್ಲರೂ ಪರಿಚಯ ಮಾಡ್ಕೊಂಡು ಹೇಗಿರ್ತಾರೆ, ಬಾಸೊಬ್ಬರು ಪರಿಚಯ ಮಾಡ್ಕೊಂಡು ಎಲ್ಲರೂ ಎಷ್ಟು ಮಾಡ್ಕೊಂಡ್ರು ಕೂಡ ಆ ಬಾಸೊಬ್ಬರು ಗೊತ್ತಿಲ್ಲ ಅಂದ್ರೆಲ್ಲ ಬೇರೆ. ಅದಕ್ಕೆ ಏತತ್ ಪರತಂತ್ರಂತು ಹರಿವ ಸರ್ವಮೇವ ಹರಿಸ್ತದ ವಚನಿತ್ಯೇವ ಜಾನಾತಿ ಸಂಸಾರ ಮುಖ್ಯ ಹೇಯಿತ. ಬ್ರಹ್ಮಜ್ಞಾನ ಅತ್ಯಂತ ಮುಖ್ಯ. ಅಂತ ಬ್ರಹ್ಮ ಅಂದರೆ ಎಲ್ಲರಿಗೂ ಎಲ್ಲವನ್ನು ಎಲ್ಲ ಕಾಲಕ್ಕೂ ಮಾಡುವವನೇ ಬ್ರಹ್ಮ ಅಂತ. ಇಲ್ಲಿ ಬ್ರಹ್ಮ ಅಂದರೆ ಬ್ರಹ್ಮದೇವರು ಅಂತ ಅರ್ಥ ಅಲ್ಲ, ಸಾಕ್ಷಾತ್ ನಾರಾಯಣ ಅಂತ ಅರ್ಥ. ಹಾಗಿದ್ರೆ ದೇವರನ್ನು ಯಾವುದನ್ನು ತಿಳ್ಕೊಳ್ಳೋದಕ್ಕೆ ಆಧಾರ ಏನಾದರೂ ತಿಳ್ಕೊಳ್ಳೋದಕ್ಕೆ ರೂಪಜ್ಞಾನಕ್ಕೆ ಕಣ್ಣು, ಶಬ್ದಜ್ಞಾನಕ್ಕೆ ಕಿವಿ ಇದ್ದ ಹಾಗೆ ಬ್ರಹ್ಮಜ್ಞಾನಕ್ಕೆ ಯಾವುದು ಸಾಧನ ಅಂದರೆ ಒಬ್ಬ ಶಾಸ್ತ್ರಯೋಗಿ ಸ್ವಾಸು. ಶಾಸ್ತ್ರಾಧ್ಯಯನವೇ ಪರಬ್ರಹ್ಮನ ತಿಳ್ಕೊಳ್ತಕ್ಕಂಥ ಒಂದೇ ಒಂದು ಸಾಧನ. ಆದ್ದರಿಂದ ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಆಗ ಶಾಸ್ತ್ರದಲ್ಲಿ ಪರಮಾತ್ಮ ಪ್ರತಿಪಾದಿತನಾಗಿದ್ದಾರೆ ಅಂತ ಹೇಳಿದಿರಿ. ಆದರೆ ನೋಡೋದಕ್ಕೆ ಅನೇಕ ಬಂಧನಮಯವಾದ ವಾಕ್ಯಗಳು ಕಾಣಿಸ್ತಾ ಇವೆ. ಪರಮಾತ್ಮ ಹಾಗೆ ಪ್ರತಿಪಾದಿತರಾಗಿದ್ದಾರೆ ಅಂದರೆ ಒಬ್ಬ ತತ್ವ ಸಮನ್ವಯ ಆಗುವುದು. ಶಾಸ್ತ್ರಾರ್ಥವನ್ನು ಯಾವಾಗಲೂ ಕೂಡ ವೇದಾರ್ಥಗಳನ್ನು ಸಮನ್ವಯ ಸಮ್ಯಕ್ ಅನ್ವಯ ಮಾಡ್ಕೊಳ್ಳಿ. ಅನ್ವಯ ಮಾಡ್ಕೊಳ್ಳೋದು ಅಂದ್ರೇನು? ಉಪಕ್ರಮ, ಉಪಸಂಹಾರ, ಬಿಗಿನಿಂಗು, ಕನ್ಕ್ಲೂಷನ್ ಅಥವಾ ಎಲ್ಲವನ್ನೂ ನೋಡಿಬಿಟ್ಟು ಸಮಗ್ರವಾದ ತಾತ್ಪರ್ಯವನ್ನು ಗ್ರಹಿಸಿದಾಗ ವಿಷ್ಣುವೇ ಸರ್ವೋತ್ತಮ, ಅವನ ಅನುಗ್ರಹದಿಂದ ಮೂಲಕ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಅಂತ ಸಮನ್ವಯ ಮಾಡಿಕೊಳ್ಬೇಕು ಅಂತ ಹೇಳ್ತೀವಿ. ಅಂತ ಪರಮಾತ್ಮನಲ್ಲಿ ಎಲ್ಲ ಶಬ್ದಗಳು ಕೂಡ ಸಮನ್ವಿತವಾಗಬೇಕಾದ್ರೆ ಅವನು ವಾಚ್ಯನಾಗಿರಬೇಕಲ್ಲ. ಆದರೆ ಕೆಲವು ವಾಚ್ಯರಲ್ಲ ಅಂತ ಕೆಲವು ವಾಕ್ಯಗಳಿವೆಯಲ್ಲ, ಯಥೋ ವಾಚ್ಯ ವರ್ತಂತೆ ಅಪ್ರಾಪ್ಯ ಮನಸಾದ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲ, ಪರಮಾತ್ಮ ವಾಚ್ಯನೇ ಆಗಿದ್ದಾನೆ. ಈಕ್ಷತೆ ನಾ ಶಬ್ದಂ ಅಂತೇಳಿ ಪರಮಾತ್ಮ ಈಕ್ಷಣೀಯ, ಜ್ಞಾನಿಗಳಿಗೆ ಪ್ರತ್ಯಕ್ಷ ಗೋಚರನಾಗ್ತಾನೆ ಆಗ್ತಾನೆ ಅಂದ್ರೆ ಅವನೇನಾಗಿರಬೇಕು? ವಾಚ್ಯರಾಗಿಯೇ ಇದ್ದಾನೆ. ಇಲ್ಲ ಇಲ್ಲ, ಅಲ್ಲಿ ಬಂದಿರತಕ್ಕಂಥ ಬ್ರಹ್ಮ ಗೌಣ ಬ್ರಹ್ಮ ಪರಬ್ರಹ್ಮನಲ್ಲ ಅಂತ ಹೇಳಿದರೆ ಗೌಣಸ್ಥೇ ನಾಥಶಬ್ದಾತು. ಅಲ್ಲಿ ಆತ್ಮಶಬ್ದ ಪ್ರಯೋಗ ಮಾಡಿರೋದ್ರಿಂದ ಆತ್ಮಶಬ್ದ ಯಾರನ್ನು ಹೇಳ್ತಾ ಇದೆ? ಯಾವಾಗಲೂ ಕೂಡ ಪರಮಾತ್ಮನನ್ನು ಹೇಳ್ತಾ ಇದೆ ಹೊರತು ಸಗುಣ ಬ್ರಹ್ಮನ ಹೇಳ್ತಾ ಇಲ್ಲ. ಅಷ್ಟೇ ಅಲ್ಲ, ತನ್ನಿಷ್ಟಕ್ಕೆ ಮೋಕ್ಷೋಪದೇಶ, ಈ ಆತ್ಮನ ಆರಾಧನೆಯನ್ನು ಮಾಡಿದಾಗ ಮೋಕ್ಷವಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಮೋಕ್ಷವಾಗಬೇಕಾದ್ರೆ ಸಗುಣ ಬ್ರಹ್ಮ ಅಂದರೆ ಗೌಣ ಬ್ರಹ್ಮನ ಆರಾಧನೆಯಿಂದ ಮೋಕ್ಷ ಅಲ್ಲ, ಪರಬ್ರಹ್ಮನ ಜ್ಞಾನದ ಆರಾಧನೆಯಿಂದಲೇ ಮೋಕ್ಷ. ಆದ್ದರಿಂದ ಇಲ್ಲಿ ಬಂದಿರತಕ್ಕಂಥ ಆತ್ಮ ಯಾರು? ಪರಮಾತ್ಮನೇ ಆಗಿದ್ದಾನೆ. ಅಷ್ಟೇ ಇಲ್ಲ, ಹೇಯತ್ತು ಅವಚನಾಚ್ಯ ಅನ್ಯಾವಾಚೋ ಚಟ ತಮೇ ವೈಕಂ ಜಾನಸ ಆತ್ಮಾನಂ. ಬೇರೆ ಎಲ್ಲವನ್ನೂ ಬಿಟ್ಟುಬಿಡಿ, ಭಗವಂತನ ಒಂದು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅಂದಿನಿಂದ ಪರಬ್ರಹ್ಮ ಯಾರಾಗಿರಬೇಕು? ಆತ್ಮಶಬ್ದ ವಾಚ್ಯರಾದವನು ಪರಬ್ರಹ್ಮನೇ ಹೊರತು ಈ ಸಾಮಾನ್ಯ ಬ್ರಹ್ಮನಾಗಿ ಸಾಧ್ಯ ಇಲ್ಲ. ಓ ಸ್ವಾಪ್ಯಯ, ಈ ಬ್ರಹ್ಮ ಎಂಥವನು ಅಂದರೆ ಸ್ವಾಪ್ಯಯ ಸ್ವಸ್ಮಿನ್ ಸತ್ಯ ಅಪ್ಯಯ, ತನ್ನಲ್ಲಿ ತಾನೇ ಒಂದಾಗ್ತಾನೆ, ತಾನೇ ಹೊರಗೆ ಬರ್ತಾನೆ, ಅರ್ಥ ಸ್ಥಿತಿ ಬೇರೆ ಯಾರಿಗೂ ಇಲ್ಲ. ಇಂಥ ಆತ್ಮ ಪರಮಾತ್ಮನೇ ಆಗಿದ್ದಾನೆ. ಒಂದು ಗತಿ ಸಾಮಾನ್ಯ ಆಕು ಇರೋದು ಆಕಾರ ವಾಕ್ಯ ನಿರ್ಣಯ ಮಾಡ್ತಾ ಇದ್ದೀರಿ ನೀವೀಗ. ಅನಂತ ವಿಧ ವಾಕ್ಯಗಳಿವೆ, ಒಂದು ಕಡೆ ನಿರ್ಣಯ ಮಾಡಿ ಇನ್ನೊಂದು ಕಡೆ ತಪ್ಪುವುದಲ್ಲ ಅಂತ ಕೇಳಿದರೆ ತಪ್ಪೋದಿಲ್ಲ. ಗತಿ ಸಾಮಾನ್ಯ ಆಕು ಎಲ್ಲ ಶಾಸ್ತ್ರಗಳು, ವೇದಗಳು, ಇತಿಹಾಸಗಳು, ಪುರಾಣಗಳು, ಯಾವುದೇ ಶಾಸ್ತ್ರ ಅಂತ ಹೇಳಿದರೆ ಅವುಗಳಿಗೆ ಏನಿರಬೇಕು? ಸಂಪೂರ್ಣ ಹೊಂದಾಣಿಕೆ ಇರಬೇಕು. ಕಥೆ ಕಾದಂಬರಿಗಳಲ್ಲೇನೆ ಎರಡನೇ ಪುಟದಲ್ಲಿ ಏನೋ ಬರೆದಿರ್ತಾರೆ, 1000 ಪುಟ ಓದಿದ್ರು ಕೂಡ ಅದು ಕಾಂಟ್ರಡಿಕ್ಟ್ ಆಗಬಾರ್ದು. ಗೊತ್ತಾಯ್ತಾ? ಅದಕ್ಕೆ ಸಮನ್ವಯ ಗತಿ ಸಾಮಾನ್ಯ ಅಂತ ಕರೀತಾರೆ. ಆ ಅರ್ಥದೊಳಗೆ ಶಾಸ್ತ್ರಗಳಲ್ಲಿ ಪರಸ್ಪರ ವಿರೋಧ ಯಾವ ಕಾಲಕ್ಕೂ ಬರೋದಿಲ್ಲ. ಆದ್ದರಿಂದ ಒಂದು ಕಡೆ ನಿರ್ಣಯ ಮಾಡಿಕೊಂಡ ಮೇಲೆ ಆ ನಿರ್ಣಯ ಅಬಾಧಿತವಾಗ್ತಾ ಇದೆ. ಇದು ಬಹಳ ಮುಖ್ಯ. ಅರಿ ಸರ್ವೋತ್ತಮತ್ವ ಭಾಗವತದ ಅರ್ಥ ಅಂದರೆ ಎಲ್ಲ ಶಾಸ್ತ್ರಗಳ ಅರ್ಥ ಅಂತ. ಈಗ ಭಾಗವತಕ್ಕೆಲ್ಲ ಶಾಸ್ತ್ರಕ್ಕೂ ಹೊಂದಾಣಿಕೆ ಇರೋದು. ಮಹಾಭಾರತದ ಅರ್ಥ ಹರಿಸರ್ವೋತ್ತಮತ್ವ ಅಂದರೆ ಎಲ್ಲ ಶಾಸ್ತ್ರಗಳ ಅರ್ಥ ಹರಿಸರ್ವೋತ್ತಮತ್ವನೇ. ಹೇಳಿದ್ನಲ್ಲ, ಸಮುದ್ರದಲ್ಲಿ ಒಂದು ಹನಿ ನೀರು ಕುಡಿದ್ರು ಕೂಡ ಉಪ್ಪು ಅಂದರೆ ಎಂಟೈರ್ ಸಮುದ್ರ ಉಪ್ಪು ಅಂತ. ಇದು ಗತಿ ಸಾಮಾನ್ಯ ಅಂತ ಹೇಳಿದ್ದ. ಗತಿ ಸಾಮಾನ್ಯ. ಓಂ ಧೃತತ್ವಾಚ್ಯಾವು, ಧೃತತ್ವಾಚ್ಯಾವು ಎಷ್ಟು ಸಾರಿ ಉಪ್ಪಾಕಿದೆ ನೋಡು ಅಂತ ಹೇಳ್ಬೇಕಾದ್ರೆ ಏನು ಮಾತು ಒಂದಿಷ್ಟು ಹಾಕ್ತಾನೆ ನೋಡ್ತಾನೆ. ಇಲ್ಲ ಅಂದರೆ ಯಾವುದಕ್ಕೆ ಹಾಕಿಲ್ಲ, ಇದೆ ಅಂದರೆ ಎಲ್ಲದಕ್ಕೆ ಹಾಕಿಲ್ಲ, ಇಷ್ಟು ಮಾತ್ರ ಹಾಕಿಲ್ಲ ಅಂತ ಯಾರು ತೀರ್ಮಾನ ತಗೊಳ್ಳೋದಿಲ್ಲ. ಅದೇ ಸೂತ್ರದ ಲಕ್ಷಣ. ಸೂತ್ರ ವಿಶ್ವತೋ ಮುಖಂ, ಒಂದು ನಿರ್ಣಯ ಮಾಡಿದ್ದು ಎಲ್ಲ ಕಡೆ ಅಪ್ಲಿಕಬಲ್ ಆಗೋ ವಿಶೇಷ. ಓಂ ಆನಂದ ಬರೆಯುವ ಅಭ್ಯಾಸ ಇಷ್ಟೆಲ್ಲ ಹೇಳಿದಿರಿ, ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದೀರಿ. ಆದರೆ ಬ್ರಹ್ಮ ಯಾರು ಗೊತ್ತೇನೋ? ಆನಂದಮಯ ಅನ್ನೋದು ಪುಚ್ಛ. ಇಂಥ ಪುಚ್ಛನ ಜಿಜ್ಞಾಸೆ ಮಾಡಿ ಏನು ಉಪಯೋಗ ಆಗಬೇಕಾಗಿದೆ? ಅಥಾತ್ ಆನಂದಮಯ ಜಿಜ್ಞಾಸ ಓಂ ಅಂತ ಚೆನ್ನಾಗಿರ್ತಿತ್ತಲ್ಲ ಅಂತ ಕೇಳಿದರೆ ಆಗಲ್ಲ. ಆನಂದಮಯನೇ ಬ್ರಹ್ಮ, ಬ್ರಹ್ಮನೂ ಆನಂದಮಯ. ಅವಯವ ಅವಯವಗಳಿ ಪರಮಾತ್ಮನಲ್ಲಿ ಭೇದ ಇಲ್ಲ ನೋಡಿ. ಹಾಗೆಲ್ಲ ಹೇಳ್ತೀರಿ, ಅಲ್ಲಿ ವಿಕಾರ ಇದೆ. ಆನಂದಮಯ ವಿಜ್ಞಾನಮಯ ಮಯ ಅಂಬುದು ವಿಕಾರವಾಚಕವಾದಂಥ ಪ್ರತ್ಯಯ, ಅದಿದೆಯಲ್ಲ ಜಾತಕ್ಕೆ ಅಂದರೆ ಇಲ್ಲ. ಉತ್ಕಾರ ಶಬ್ದ ನೈತಿಕೆಯನ್ನು ಪ್ರಾಚುರ್ಯ, ಇಲ್ಲಿ ಮಯ ಶಬ್ದ ಬಂದಿರೋದು ವಿಕಾರ ಅನ್ನೋ ಅರ್ಥದಲ್ಲಿ ಅಲ್ಲ, ಪ್ರಾಚುರ್ಯ ಅರ್ಥದಲ್ಲಿ ಬಂದಿದೆ. ಸಾಧಾರ್ಥಾರ್ಥೆ ವಿಕಾರಾರ್ಥೆ ಮತ್ತು ಪ್ರಾಚುರ್ಯಾರ್ಥೆ ಮಯತ್ರಿಹ. ಅದರಿಂದ ಮಯತ್ ಪ್ರತ್ಯಯಕ್ಕೆ ಮೂರು ಅರ್ಥ ಇದೆ, ಪ್ರಾಚುರ್ಯಾರ್ಥದಲ್ಲಿ ಬಂದಿದೆ ಅಂತ ಹೇಳಿ. ಅಷ್ಟೇ ಅಲ್ಲ, ತದ್ಧೇತು ಪ್ರತಿಶಾಖ್ಯ ಆನಂದಮಯ ಪರಮಾತ್ಮ ಯಾತಕ್ಕೆ ಅಂದರೆ ಎಲ್ಲವನ್ನೂ ಸೃಷ್ಟಿ ಮಾಡ್ತಾರೆ. ಯದೇಶ ಆಕಾಶ ಆನಂದವನಸ್ಯಾತ್, ಪರಮಾತ್ಮ ಆನಂದಮಯನಾಗಿದ್ದರಿಂದನೇ ಸೃಷ್ಟಿಯಾದಿಂದ ಮಾಡ್ತಾ ಇದ್ದಾರೆ ಅಂತ ಹೇತು ಕೊಡ್ತಾ ಇದ್ದಾರೆ. ಓ ಮಾಂತ್ರವರ್ಣಿಕವೇ ವಚ್ಚೀಯತೆ ಓಂ. ಅಷ್ಟೇ ಅಲ್ಲ, ಯೋ ವೇದರಿಗೆ ಇನ್ನೊಂದು ಗುಹಾಯಾಮ ಅಂತ ಶುರು ಮಾಡಿಬಿಟ್ಟು ಪರಮಾತ್ಮನ ತಿಳ್ಕೊಂಡ್ರೆ ಮೋಕ್ಷವಾಗ್ತದೆ ಅಂತೇಳಿ ಅವನು ಆನಂದಮಯ ಅಂತ ಹೇಳ್ತಾ ಇದ್ದ. ಇರ್ಬೋದು ಯಾರಾಗಿರ್ಬೇಕೇನೋ, ಮುಖ್ಯನಾದ ಪರಬ್ರಹ್ಮ ಆನಂದಮಯ ಭಗವಂತನೇ ಹೊರತು ಬೇರೆ ಅಲ್ಲ. ಓಂ ನೇತರ ಅನುಪಮತ್ತೆ ಹೇ ಓಂ. ಇಲ್ಲಿ ಯಾರನ್ನು ಅರ್ಥ ಮಾಡ್ಕೊಳ್ಳೋದು ಬರೋದಿಲ್ಲ, ಅವರೆಲ್ಲ ಏನು ಸಾಮರ್ಥ್ಯ ಇಲ್ಲ, ಅವರಿಗೆ ಮೋಕ್ಷದಾತೃತ್ವ ಆಗಿಕೊಡೋ ಸಾಮರ್ಥ್ಯ ಅವರಿಲ್ಲೂ ಇಲ್ಲ. ಒಬ್ಬ ಭೇದ ಲೋಪದೇಶ ಆಚೆ ಅವು ನಿಮ್ಮನ್ನ ಗಲಾಟೆಯನ್ನು ಬೇಡ, ಎಲ್ಲದ ಒಂದೇ ಅಂತ ಅನ್ಕೊಂಬೋಣ ಅಂತ ಕೇಳಿದರೆ ಇಲ್ಲ, ಭೇದ ಲೋಪದೇಶ ಎಲ್ಲ ಕಡೆಗೆ ಏನು ಹೇಳ್ತಾ ಇದ್ದಾರೆ? ಜೀವಾದಿಗಳು ಪರಮಾತ್ಮನಿಂದ ಭಿನ್ನ, ಬ್ರಹ್ಮಾದಿಗಳು ಪರಮಾತ್ಮನಿಂದ ಭಿನ್ನ ಅಂತ ಹೇಳ್ತಾರೆ. ಅಂದಮೇಲೆ ನಾವು ದೇವರನ್ನ ದೇವರನ್ನಾಗಿಯೇ ತಿಳ್ಕೊಳ್ಬೇಕು ಹೊರತು ಉಳಿದವರೊಂದಿಗೆ ಏನು ಅನ್ನಬಾರದು, ಅಭೇದವನ್ನು ತಿಳ್ಕೊಳ್ಳೋದು ಹೋಗಬಾರದು. ಅಲ್ಲ ರೀ, ಯುಕ್ತಿಯಿಂದ ಏನೇನೋ ಮಾತಾಡೋಕ್ಕೆ ಬರುತ್ತಾ ಅಂತ ಕೇಳಿದರೆ ಅವ್ರು ಏನೇನೋ ಮಾತಾಡೋಕ್ಕೆ ಬರುತ್ತಾ ಅಂತಂದರೆ ಯುಕ್ತಿ ಉಪಯೋಗಿಸ್ಬೇಡ. ಓಂ ಕಾಮಾಚ್ಯ ಅನುಮಾನ ಅಪೇಕ್ಷ ಅವರು ಅನುಮಾನದಿಂದ ಯುಕ್ತಿಯಿಂದ ಯಾವುದೇ ಪ್ರಮೇಯವನ್ನು ಕಲ್ಪನೆ ಮಾಡಬಾರ್ದು. ಯುಕ್ತಿ ಎಂಬುದು ಸೆಕೆಂಡರಿ ಪ್ರೂಫೆ ಹೊರತು ಡಿಪೆಂಡೆಂಟ್ ಪ್ರೂಫೆ ಹೊರತು ಇಂಡಿಪೆಂಡೆಂಟ್ ಪ್ರೂಫ್ ಅಲ್ಲ. ಬಹಳ ಬ್ರಹ್ಮಸೂತ್ರ ತೀರ್ಮಾನ ಮಾಡಿದ್ದೀನಿ, ಕಾಮಾಚ್ಯ ಅನುಮಾನ ಅಪೇಕ್ಷ ತಾರ್ಕಿಕ ಮತ್ತು ಪೂರ್ತಿ ಇದಕ್ಕೆ ವಿರುದ್ಧ. ಅವ್ರ ಪ್ರಕಾರ ಯುಕ್ತಿ ಅಲ್ಟಿಮೇಟ್, ಅಲ್ಟಿಮೇಟ್ ಶಾಸ್ತ್ರ ಅಲ್ಟಿಮೇಟ್, ಶಾಸ್ತ್ರ ಯೋಗಿತ್ವ. ಇವರು ಜಡ್ಜ್ಮೆಂಟ್ ಅಲ್ಟಿಮೇಟ್, ಅವ್ರದ್ದು ಆರ್ಗ್ಯುಮೆಂಟ್ ಅಲ್ಟಿಮೇಟ್ ಅಲ್ಲ. ಆರ್ಗ್ಯುಮೆಂಟ್ ಸಾವಿರ ಮಾಡಿರ್ಬೋದು, ಜಡ್ಜ್ಮೆಂಟ್ ಇಸ್ ಫೈನಲ್. ಅದೇ ರೀತಿಯಲ್ಲಿ ಶಾಸ್ತ್ರಗಳು ಜಡ್ಜ್ಮೆಂಟ್, ಬ್ರಹ್ಮೀಮಾಂಸ ಅಂತಲೂ ಸುಪ್ರೀಂ ಕೋರ್ಟ್ ಇದೆ. ಶಾಸ್ತ್ರದಲ್ಲಿ ಸುಪ್ರೀಂ ಮೋಸ್ಟ್ ಪ್ರಮಾಣ ಅಂದ್ರೆ ಯಾವುದು? ಬ್ರಹ್ಮಸೂತ್ರಗಳು. ಆದ್ರಿಂದ ಯುಕ್ತಿಗಳಿಂದ ಏನೇನೋ ಕಲ್ಪನೆ ಮಾಡೋದಕ್ಕೆ ಹೋಗ್ಬಾರ್ದು. ಓ ಮಸ್ಮಿನ್ನಶ್ಚಿತ ಸದ್ಯೋಗಂ ಜಾಸ್ತಿ ಓ ಅಷ್ಟೇ ಎಲ್ಲ. ಈ ಜೀವ ಪರಮಾತ್ಮನ ಜೊತೆಗಿರ್ತಾರೆ ಅಂತ ಹೇಳಿದ್ರೇನೆ ಅಲ್ಲಿ ಅಭೇದದ ಪ್ರಶ್ನೆ ಇಲ್ಲ. ಜೊತೆಗಿರೋದು ಅಂತ ಹೇಳಿದ್ರೆ ನಾವು ಇಬ್ಬರು ಜೊತೆ ಬಂದ್ವಿ ಅಂದರೆ ಒಂದಾಗಿದ್ದೀರಾ ಅಂತ ಅರ್ಥ. ಒಂದು ಇಬ್ಬರು ಒಂದೇ ಅಲ್ಲ, ಬೇರೆ ಬೇರೆ ಒಟ್ಟಿಗೆ ಬಂದಿದ್ದಾರೆ ಅಂತ ಅರ್ಥ. ಆನಂದಮಯದ ಕಾರಣ ಆಯಿತು. ಇಷ್ಟೆಲ್ಲ ಹೇಳ್ತೀರಿ, ಆದರೆ ಯಾರು ಜಿಜ್ಞಾಸೆ ಮಾಡಬೇಕು ಅಂತ ವೇದ ಹೇಳ್ತಾ ಇದೆ. ಒಬ್ಬರು ಹೊರಗಿದ್ದಾನೆ, ಅಂತಃ ಪ್ರವಿಷ್ಟ ಒಬ್ಬರಿದ್ದಾನೆ, ಅವರು ಜಿಜ್ಞಾಸೆ ಮಾಡಬೇಕು ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ, ಓ ಮಂತಹ ಸಧರ್ಮೋಪದೇಶ ಅಥವಾ ಒಳಗಿರ್ತಕ್ಕಂಥವ್ರು ಯಾರಂದ್ರೆ ವಿಷ್ಣುವೇ. ಆಫೀಸರ್ ಹೊರಗೆ ನಿಂತಿರೋದಲ್ಲ, ಆಫೀಸರ್ ಎಲ್ಲಿರ್ತಾನೆ? ಒಳಗಿರ್ತಾನೆ, ಚೇಂಬರ್ ಒಳಗಿರ್ತಾನೆ, ಗೊತ್ತಾಯ್ತಾ? ಅದೇ ರೀತಿಯ ದೇಹ ಅದು ಒಳಗೆ ಪರಮಾತ್ಮ ಇದ್ದ, ಎಲ್ಲ ದೇವತೆಗಳು ಒಳಗೆ ಪರಮಾತ್ಮ ಇದ್ದ. ಅಂತಹ ಸಧರ್ಮೋಪದೇಶ ಅಥವಾ ಅರ್ಥ ಮಾಡ್ಕೊಂಡ್ಬಿಟ್ರೆ ರಾಜ ಅಂತಃಪುರದಲ್ಲಿರ್ತಾನೆ. ರಾಜ ಎಲ್ಲಿರ್ತಾನೆ? ಅಂತಃಪುರದಲ್ಲಿರ್ತಾನೆ. ಇದೆಲ್ಲ ಅರ್ಥ ಮಾಡಿಕೊಂಡು ಒಳಗಿರೋರು ಅಂದರೆ ಭಗವಂತನೆ. ಇವು ಅಂತಃಪ್ರವೇಶ್ಯ ನಮ್ಮ ವಾಕ ವಿಮಾನಸುತ್ತ ಅಂತರ್ವಿದ್ಯಮಾನ ವಿಷ್ಣುರೇವ ಸದ್ಧರ್ಮ ಉಪದೇಶ ಅಂತ ಹೇಳ್ತಾರೆ. ಸದ್ಧರ್ಮೋಪದೇಶ ಓಂ ಭೇದ ವಿಪದಾಚಾರ್ಯ ಅನ್ಯ. ಅಂದರೆ ದೇಹದೊಳಗೆ ನಾವಿದ್ದೇವೆ, ನಾವೇ ದೇಹರನ್ನು ತಿಳ್ಕೊಂಡ್ರೆ ಭೇದ ವಿಪದಾಚಾರ್ಯ ಅನ್ಯ. ಭೇದವನ್ನು ಹೇಳ್ತಾರೆ, ಎಲ್ಲಿ ದೇವರು ಎಲ್ಲಿ ನಾವು, ಕಷ್ಟ ಭೇದ ಹೇಳ್ತಿರೋದ್ರಿಂದ ಅಭೇದವನ್ನು ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಆಯಿತು. ಒಂದು ಕಡೆ ಹೇಳ್ತಾರೆ ಆಕಾಶವೇ ಭಾರಿ ದೊಡ್ಡದು ಅಂತ ಹೇಳ್ತಾರೆ. ಆಕಾಶದ ಬಗ್ಗೆ ಹೇಳಿದಾಗಾಯ್ತು ಅಲ್ಲ ವೇದಗಳಲ್ಲಿ ವಿಷ್ಣು ಯಾಕೆ ಸರ್ವೋತ್ತಮನಾಗ್ತಾನೆ ಅಂದರೆ, ಅಲ್ಲ ಆಕಾಶ ವಿಷ್ಣುರೇವ ತಲ್ಲಿಂಗ. ಆಕಾಶದ ವಾಕ್ಯರಾದವು ನೀವು ವಿಷ್ಣುವೇ ಹೊರತು ಬೇರೆ ಅಲ್ಲ. ಯಾಕೆ ತಲ್ಲಿಂಗ ಅದೇನಿದೆ? ವಿಷ್ಣು ಲಕ್ಷಣ ಹೇಳಿದ್ದಾರೆ, ಆನಂದಪೂರ್ಣ ಅಂತ ಹೇಳಿದ್ದಾರೆ. ಈ ಆಕಾಶಕ್ಕೆ ಏನಿಲ್ಲ, ಆನಂದಪೂರ್ಣ ಅಂತ ಹೇಳಿ ಗಣಪದಾರ್ಥ ಇದೆ. ಆದ್ದರಿಂದ ಆನಂದಪೂರ್ಣರಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ನಾರಾಯಣನೇ ಆಗಿದ್ದಾರೆ. ಓ ಅತಯೇವ ಪ್ರಾಣ. ಕೆಲವು ಕಡೆ ಹೀಗೆ ಹೇಳ್ತಾರಲ್ಲ, ಪ್ರಾಣನೇ ಸರ್ವೋತ್ತಮ ಅವರು ಹೇಳ್ತಾರಲ್ಲ ಅಂತ ಕೇಳಿದರೆ, ಅಲ್ಲ ತಲ್ಲಿಂಗಾದೇವ ಪ್ರಾಣ. ಇಲ್ಲಿ ಇಲ್ಲಿ ಬಂದಿರತಕ್ಕಂಥ ಪ್ರಾಣ ಯಾರು? ಮುಖ್ಯ ಪ್ರಾಣ ಅಲ್ಲ, ಸಾಕ್ಷಾತ್ ನಾರಾಯಣನೇ ಪ್ರಾಣನಾಗಿದ್ದಾನೆ ಹೊತ್ತು ಬೇರೆ ಅಲ್ಲ. ಕಾರಣ ಏನು? ನಾರಾಯಣ ವಿಶಿಷ್ಟವಾದ ಲಕ್ಷಣ ಏನಿದೆಯಲ್ಲ ಅದನ್ನು ಹೇಳ್ತಾ ಇದ್ದಾರೆ. ವಿಶಿಷ್ಟವಾದ ಲಕ್ಷಣ ಯಾವುದು ಪರಮಾತ್ಮನಿಗೆ? ಮಹಾಭೋಗ ಅಂತ ಹೇಳ್ತಾರೆ. ಮಹಾಭೋಗವನ್ನು ಹೊಂದಿರತಕ್ಕಂಥದ್ದು ಮಹಾ ಮಹಾನ್ ಭೋಗ ಪ್ರಜಾಪತಿ. ಮಹಾನ್ ಭೋಗ ಹೊಂದಿರತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ, ಸಾಕ್ಷಾತ್ ನಾರಾಯಣನ ಹೊರತು ಬೇರೆ ಯಾರೂ ಅಲ್ಲ. ಆಗ ಪ್ರಶ್ನೆ ಬಂತು ನೋಡಿ, ಹಾಗೆಲ್ಲ ಇಲ್ಲ. ಒಂದು ಕಡೆ ಹೇಳ್ತಾರೆ ಒಬ್ಬನ ತಿಳ್ಕೊಂಡ್ರೆ ಮೋಸ ಆಗುತ್ತೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ಅದು ಜ್ಯೋತಿ ಅಂತ ಹೇಳ್ತಾರೆ. ಜ್ಯೋತಿ ಅಂದರೆ ಅಗ್ನಿ ಅಂತ ಅರ್ಥ. ಎಷ್ಟು ಅಗ್ನಿ ಸರ್ವೋತ್ತಮ ಅಂತ ಯಾತಿ ಕೆಡಬಾರದು ಅಂದರೆ, ಓಂ ಜ್ಯೋತಿ ಚರಣಾಭಿಮಾನ. ಆ ಜ್ಯೋತಿ ಆಗ ಸಂಭವ ಇಲ್ಲ, ಮುಖ್ಯ ಜ್ಯೋತಿ ವಿಷ್ಣುವೇ ಆಗಿದ್ದ. ಆ ಜ್ಯೋತಿ ಡಿಫೆಕ್ಟ್ ಇದೆ, ಚರಣಾಭಿಮಾನ. ಪರಮಾತ್ಮನಿಗೆ ವಿರುದ್ಧವಾಗಿ ಅವನ ಸಂಕಲ್ಪದ ವಿರುದ್ಧವಾಗಿ ಅವನ ಕಣ್ಣು ಕೈಕಾಲುಗಳು ಹೋಗ್ತಾವೆ ಅಂದರೆ ಆ ಜ್ಯೋತಿ ಮುಖ್ಯ ಜ್ಯೋತಿ ಅಲ್ಲ. ಮುಖ್ಯ ಜ್ಯೋತಿ ಯಾರು? ನಾರಾಯಣನೇ ಆಗಿದ್ದಾನೆ. ಆ ಪ್ರಶ್ನೆ ಬಂದು ನೋಡಿ, ಇನ್ನೊಂದು ಅರ್ಥ ತೋರಿಸ್ತೀವಿ ನಾವು. ಗಾಯತ್ರಿ ಸರ್ವೋತ್ತಮ ಅಂತ ಹೇಳ್ತಾರೆ. ಗಾಯತ್ರಿ ವಾವ ಇದನ್ನು ಸರ್ವಂ ಅಂತ ಹೇಳ್ತಾರೆ. ಅಂದಮೇಲೆ ಗಾಯತ್ರಿ ಒಂದು ಛಂದಸ್ಸು, ಅದು ದೊಡ್ಡದೊಂದು ಹೇಳಿದ್ರೆ ವಿಶ್ವ ಎಲ್ಲಿ ಬಂದ ಅಂದರೆ, ಒಬ್ಬ ಚಂದ್ರೋ ವಿಧಾನ ಮೇಲಿಕೆಯನ್ನು ತಥಾ ಸೇತು ಅರ್ಪಣ ನಿಗದ ತಥಾ ವಿದರ್ಶನ ಮೋ ಹಾಗೆ ಹೇಳಿದ್ದಲ್ಲ. ಅಲ್ಲಿ ಗಾಯತ್ರಿಯಿಂದ ಛಂದಸ್ಸಿನ ಹೆಸರಲ್ಲ, ಅದು ವಿಷ್ಣುವಿನ ಹೆಸರು. ಗಾಯತ್ರಿ ಶ್ರೇಷ್ಠ ಅಂತ ಗಾಯತ್ರಿ ವಾವ ಇದನ್ನು ಸರ್ವಂ ಅಂತ ಬಂದಿದ್ದರೆ ಆ ಗಾಯತ್ರಿ ಯಾರು? ಸಾಕ್ಷಾತ್ ವಿಷ್ಣು. ಹಾಗೆ ಕೇಳ್ತಾರೆ ಯಾವಾಗ ವಿಷ್ಣು ಅಂತ ಯಾಕೆ ಹೇಳೋದಿಲ್ಲ ಅಂದರೆ, ಚೇತರ್ಪಣ ನಿಗದ ಅದೇ ಹೇಳೋದ್ರಿಂದ ಮನಸ್ಸಿಗೆ ಅರ್ಥ ಆಗುತ್ತೆ ಅಂತ ಹಾಗೆ ಹೇಳ್ತಾರೆ. ಗಾಯಂತಂತ್ರಾಯತೆ ಅಸ್ಮಾತ್ ಗಾಯತ್ರಿ ಇದು ತಪಸ್ಕೃತ. ವಿಷ್ಣು ಸಹಸ್ರನಾಮ ಯಾಕೆ ಹೇಳಬೇಕು? ಒಂದೇ ಹೇಳಿದ್ರೆ ಸಾಧ್ಯ ವಿಶ್ವಾಯನವಾಗಿ ಸಾಧ್ಯನಂತ ಕೇಳಿದರೆ, ಅಷ್ಟು ಹೇಳಿದ್ರಿಂದ ದೇವರು ಅನೇಕ ಗುಣ ಗೊತ್ತಾಗ ನನಗೆ. ಒಂದೇ ಆಗಿದ್ದರೆ ಗೊತ್ತಾಗ್ತಿರಲಿಲ್ಲ, ಬರೀ ಆಗಿದ್ದರೆ ಗೊತ್ತಾಗ್ತಿರಲಿಲ್ಲ. ಒಂದು ಕಾಲದಲ್ಲಿ ಆಗಿದ ತಕ್ಷಣ ಓ ಗೀತೆ ಸಲ ಗೊತ್ತಾಯಿತು. ಬರೀ ಎಜುಕೇಟೆಡ್ ಅಂದ್ಬಿಟ್ರೆ ಏನು ಬೇಕಾದ್ರೆ ಆಗಿರ್ಬೋದು, ಡೀಟೇಲ್ಸ್ ಬೇಕಾದ್ರೆ ಮುಂದೋಡ್ಬೇಕಾದ್ರೆ. ಸೊ ವಿಷ್ಣು ಎಂಥವನ್ನು ಅಂತ ಅರ್ಥ ಮಾಡ್ಕೊಂಡ್ರೆ, ಸಾಗರ ನಾಮಗಳನ್ನು ನಾವು ಹೇಳಿದಾಗ ಅರ್ಥ ಹೇಗಾಗುತ್ತೋ ಬೇರೆ ಬೇರೆ ಹೆಸರು ಅದಕ್ಕೆ ಹೇಳ್ತಾರೆ. ಕೇತೋರು ಕೂಡ ನಿಗದ ಅದಕ್ಕೆ ಅರ್ಥ. ಬುದ್ಧಿ ಬುದ್ಧಿ ಅವರೋಹ ಅರ್ಥ. ನಮ್ಮ ಬುದ್ಧಿಗೆ ದೇವ್ರ ಮಹಿಮೆ ಅರ್ಥವಾಗಲಿ ಅಂತೇಳಿ ಬೇರೆ ಬೇರೆ ಪದಗಳಿಂದ ದೇವರ ವಿಷಯ ಹೇಳ್ತಾರೆ ಹೊರತು ವ್ಯಕ್ತಿ ಒಬ್ಬನೇ ಪದಗಳು ಬೇರೆ ಬೇರೆ ರೀತಿ ಹೇಳ್ತಾ ಇದ್ದಾರೆ. ಓಂ ಭೂತಾದಿ ಪಾದ ಉಪದೇಶಾಚಿ ಯೋಗೋಪದೇಶ ಏ ಓಂ ಅಷ್ಟೇ ಅಲ್ಲ. ಅಲ್ಲಿ ಮುಂದೆ ಗಾಯತ್ರಿ ಅಂತ ಹೇಳಿದ ವಿಷ್ಣು ಯಾತಕ್ಕೆ ಅಂದರೆ, ಯಾವ ತ್ರಿಪಾದ ಗಾಯತ್ರಿ ಬೇರೆ, ಈ ತ್ರಿಪಾದ ಅಂದರೆ ಯಾರು? ಮೂರು ಲೋಕದಲ್ಲಿ ವ್ಯಾಪಿಸಿರತಕ್ಕಂಥವ್ರು ಅಂತ ಹೇಳ್ತಾ ಇದ್ದಾರೆ. ಇದು ಆ ಗಾಯತ್ರಿ ಅಪ್ಲೈ ಆಗಲಿಲ್ಲ, ವಿಷ್ಣು ಅಪ್ಲೈ ಆಗಿದೆ. ಆದ್ದರಿಂದ ಗಾಯತ್ರಿ ಅಂದರೆ ಯಾರಿಲ್ಲಿ? ವಿಷ್ಣು. ಇದರಿಂದ ನಮಗೇನು ಅರ್ಥ ಆಯಿತು? ಗಾಯತ್ರಿ ಮಂತ್ರ ವಿಷ್ಣು ಅಂತ ಹೇಳುತ್ತೆ. ಅದೇ ಗಾಯತ್ರಿ ಮಂತ್ರ ಯಾರನ್ನು ಹೇಳುತ್ತೆ? ನೂರಕ್ಕೆ ತೊಂಬತ್ತೊಂಬತ್ತು ಪಾದಂದರೆ ಗಾಯತ್ರಿ ಬಿಟ್ಟವರು. ಅದರಲ್ಲಿ ಮಾಡೋದ್ರ ಬಗ್ಗೆ ಭಾಳ ಜನಕ್ಕೆ ಏನು ಗೊತ್ತಿಲ್ಲ. ಗಾಯತ್ರಿ ಮಂತ್ರ ಪ್ರತಿಪಾದನೆ ಗಾಯತ್ರಿ ಎಂಬ ತ್ರಿದೇವತೆ ಅಂತ ಕರೆಯುವುದು, ಗಾಯತ್ರಿಯ ಸೂರ್ಯ ಅಂತ ಕರೆಯುವುದು, ವಿಷ್ಣು ಅಂತಲೇ ಗೊತ್ತಿರಲಿಲ್ಲ. ಹೇಳ್ಕೊಟ್ಟವರು ಯಾರು? ಆಚಾರ್ಯ ಸದಾಭಿವೃದ್ಧಿ ಮಂಡಲ ಮಧ್ಯವರ್ತಿ ನಾರಾಯಣ ಸರತಿ ಜಾತವ ಸಂಜೀವಿತ ಯಜೂರವಾನ್ ಅಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಉಪುಹು ನೃತಸಿಂಹ ಚಕ್ರ ಇತ್ಯಾದಿತ್ಯ ಪುರಾಣೆ ಅಂತ ಆಚಾರ್ಯ ರಿಪೋರ್ಟ್ ಮಾಡ್ತಾರೆ. ನರಸಿಂಹ ಪುರಾಣೆ ಅಂತ ರಿಪೋರ್ಟ್ ಮಾಡ್ತಾರೆ. ಅದರಿಂದ ನಮಗೆ ಗಾಯತ್ರಿ ಮಂತ್ರ ಬಗ್ಗೆ ಹೇಳ್ತಿದ್ರು. ಪ್ರತಿಪಾದ್ಯ ದೇವತೆಯೇ ಗೊತ್ತಿಲ್ಲ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿದ್ದ ಬಸ್ಸಲ್ಲಿ ಕೂತ್ರೆ ಆಗಿ ನಾವೆಲ್ಲ ಹೋಗುತ್ತೆ ಕೂತಿದ್ದೇವೆ ಅಂತ ಕೇಳಿದ್ರೆ ಎಷ್ಟು ಅಪಾಯ ಯೋಚನೆ ಮಾಡಿ ಗುರಿನೇ ಗೊತ್ತಿಲ್ಲ ಕೆಳಗಡೆ ಆಚಾರ್ಯ ತೋರಿಸ್ಕೊಟ್ಟಾಗ ಗೊತ್ತಾಯ್ತು. ಇದು ಅರ್ಥ ಮಾಡಿಕೊಟ್ಟಾಗ ಗಾಯತ್ರಿ ಶಬ್ದದಿಂದ ನಾವು ಆ ಗಾಯತ್ರಿ ಮಂತ್ರದವರೆಗೆ ಹೋಗಬಹುದು. ಗಾಯತ್ರಿ ಛಂದಸ್ಸಿನ ಮಂತ್ರ ಅದು ಗಾಯತ್ರಿ ಪ್ರತಿಪಾದ್ಯ ಅಂತ ಹೇಳಿದ ಸಾಕ್ಷಾತ್ ನಾರಾಯಣನ ಪ್ರತಿಪಾದ್ಯ ಅದು ಸತ್ಯ ಬಂತು ನೋಡಿ. ಉಪದೇಶ ಭೇದ ನೀತಿಯನ್ನ ಉಭಯಸ್ಥೆನಲ್ಲಿ ಉಪಯೋಗ ಮೂರು ಪಾದ ಪಾದದ ಮೇಲೆ ಎರಡೇ ಹೇಳ್ತಾರಲ್ಲ ಅಂತ ಕೇಳಿದ್ರೆ ಎರಡೂ ಅದೇ. ಮೂರು ಪಾದ ಅಂತ ಹೇಳಿದಾಗ ಸ್ವರ್ಗ ಮತ್ಯ ಪಾತಾಳ, ಏಳು ಲೋಕ ಅಂತ ಹೇಳಿದಾಗ ಭೂ 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 ಹಾ ಮಹಾಜನ ತಪ ಸತ್ಯ ಮಂತ. ಆದ್ದರಿಂದ ಉಪದೇಶ ಭೇದ ಎರಡು ಟೈಪ್ ಹೇಳಿದ್ರೆ ಕಾಂಟ್ರಡಿಕ್ಟ್ ಮಾಡಿ ಹೇಳುತ್ತೆ. ಎರಡು ಮೂರು ಟೈಪ್ ದೇವರು ವಂದನೆ ಮಾಡಿದಾಗ ಅದು ವೈಭವ ಆಗ್ತದೆ ಅನ್ನೋದು ಕಾಂಟ್ರಡಿಕ್ಷನ್ ಆಗಲಿಲ್ಲ. ಇದು ಬಹಳ ಮುಖ್ಯ. ದೇವರು ತ್ರಿಲೋಕೇಶ, ಸರ್ವಲೋಕೇಶ, ಚತುರ್ದಶ ಲೋಕೇಶ ಎಲ್ಲ ಕರೆಕ್ಟೇ. ತ್ರಿಲೋಕೇಶ ಅಂದರೆ ದೇವರ ತ್ರಿಲೋಕಾತ್ಮ ಅಂತ ಬರುತ್ತೆ. ಅದು ಚತುರ್ದಶ ಭುವನ ಉದ ಅದು ಕರೆಕ್ಟೇ. ಮೇಲು ಏಳು ಕೆಳಗೆ ಏಳು ಅದು ಕರೆಕ್ಟೇ. ಅಥವಾ ಸರ್ವೇಶ ಅದು ಕರೆಕ್ಟೇ. ಆದ್ದರಿಂದ ಅದು ವಿರುದ್ಧ ಅಲ್ಲ, ಅದು ಎಕ್ಸ್ಪ್ಲನೇಷನ್ ಆದ್ರಿಂದ ಯೋಜನೆ ಇಲ್ಲ. ಓಂ ಪ್ರಾಣಸ್ತಃ ಅರುಗ ಮಾತು ಅಲ್ರಿ. ಕೆಲವು ಕಡೆ ಪ್ರಾಣ ಅಂತ ಹೇಳ್ತಾರೆ ಸರ್ವೋತ್ತಮ ಅಂತ ಹೇಳಿಬಿಟ್ಟು ಬೃಹತಿ ಶಾಸ್ತ್ರ ಪ್ರಸಂಗ ಬಂದಾಗ ಪ್ರಾಣೋವಾಹದ ಪುರುಷೆ ಅಂತ ಹೇಳ್ತಾರೆ. ಪ್ರಾಣ ಸರ್ವೋತ್ತಮ ಆಗೋದಿಲ್ಲ ಅಂದರೆ ಆಗೋದಿಲ್ಲ. ಅಲ್ಲಿ ಪ್ರಾಣ ಅಂತ ಹೇಳಿದ್ದಾರೆ, ಆ್ಯಕ್ಚುಲಿ ಪ್ರಾಣ ಅಲ್ಲ. ಅಲ್ಲಿರೋ ಪ್ರಾಣ ಯಾರು? ಸಾಕ್ಷಾತ್ ಅನುಗಮಾಲ್. ಅಲ್ಲಿ ಒಳಗಿರ್ತಕ್ಕಂಥ ವ್ಯಕ್ತಿ ಸಾಕ್ಷಾತ್ ನಾರಾಯಣನಾದ್ದರಿಂದ ಅಲ್ಲಿ ಬಂದಿರತಕ್ಕಂಥ ಪ್ರಾಣ ಕೂಡ ಯಾರಾಗಿದ್ದಾರೆ? ವಿಷ್ಣುವೇ ಆಗಿದ್ದಾನೆ. ಮತ್ತು ಪ್ರಾಣ ಅಂತ ಯಾಕೆ ಹೇಳಬೇಕಾಗಿತ್ತು ಅಂದರೆ ನಾವು ಒಬ್ಬರು ಆತ್ಮೋಪದೇಶ ಆಗಿದ್ದೇನೆ ಅಧ್ಯಾತ್ಮ ಸಂಬಂಧ ಭೂಮಾರಿ ಅಷ್ಟೆ ನೋವು. ಅಲ್ಲೇನಾಗಿದೆ ಈಗ ಪ್ರಾಣದೇವಸ್ಥಾನಿದೆ, ನಾರಾಯಣ ಸನ್ನಿಧಾನ ಬಂದಿದೆ, ಅದಕ್ಕೆ ಕರೆದಿದ್ದಾರೆ. ನಾನು ಪ್ರಿನ್ಸಿಪಾಲ್ ಅಂತ ಹೇಳಿದೆ, ಅವ್ನು ಫ್ರೆಂಡ್ ಅವನು ಯಾಕೆ ಈಗ ಡಿಸ್ಚಾರ್ಜ್ ಇದ್ದಾನೆ. ಅದು ಜ್ವರ ಬಂದು ಯಾಕೆ ಎರೇಟು ಅಂತ ಕೇಳಿದೆ. ಉದ್ದೇಶ ಕೇಳಿದ್ರೆ ನೀನು ಯಾಕೆ ಎರೇಟು ಅಂತ ಇರೋ ತನ್ನಾಗಿದ್ದೇವೆ. ಅವೇ ಡಿಸ್ಚಾರ್ಜ್ ಬಂದಾಗ ಆ ಥರ ಪ್ರಾಣದೇವರ ಸನ್ನಿಧಾನ ಬಂದು ಒಳಗೆ ದೇವರ ಸನ್ನಿಧಾನ ಬಂದಿದೆ. ಅದಕ್ಕೋಸ್ಕರ ಅವರೇನಂತಾರೆ ಇಂದ್ರದೇವರು ನಾನು ಪ್ರಾಣ ಅಂತ, ಮತ್ತೆ ಕೇಳಿದರೆ ನಾರಾಯಣ ಅಂತ ಹೇಳಿದೆ. ಅಧ್ಯಾತ್ಮ ಸಂಬಂಧ ಭೂಮಾಗಿ ಅಷ್ಟು ಹೇಳಿಲ್ಲ. ಪಾತ್ರೆ ತುಂಬ ಕಾದಾಗ ಏನಂತಾರೆ? ಬೆಂಕಿ ಅಂತಾರೆ. ಅರ್ಥ ಆಯ್ತು? ತುಂಬ ಖಾರ ಇದ್ದ ಕಾರಣ ಏನಂತಾರೆ? ಖಾರ ಖಾರ ಅಲ್ಲದೆ ಬೆಂಕಿ ಅಂತ ಹೇಳಿದೆ. ಅರ್ಥ ಏನು? ಅದಕ್ಕೆ ತುಂಬ ಜಾಕಾರ ಆಗಿರಲಿಲ್ಲ. ಆದರೆ ದೇವರ ಸನ್ನಿಧಾನ ತುಂಬ ಇದ್ದಾಗ ಏನಂತ ಕರೀತಾರೆ? ಹೆಸರು ಬರೋದು ಬರ್ತೆ ಹೊರತು ಅಲ್ಲಿ ಪ್ರಾಣದೇವರು ಪ್ರಾಣದೇವರೇನೆ, ವಿಷ್ಣು ವಿಷ್ಣುವೇ. ಇಲ್ಲಿ ಬಂದಿರತಕ್ಕಂಥ ಪ್ರಾಣ ಯಾರು? ಸಾಕ್ಷಾತ್ ನಾರಾಯಣ. ಶಾಸ್ತ್ರದೃಷ್ಟಿ ಆದ ಉಪದೇಶವು ವಾಮದೇವ ಬಂದವು ಅಂತರ್ಯಾಮಿ ದೃಷ್ಟಿಯಿಂದ ಹೇಳಿದೆ ಮಾತು. ತತ್ವಮತಿ ಅಂತ ಹೇಳಿದರೆ ನೀನು ಬ್ರಹ್ಮ ಅಲ್ಲ, ನಿನ್ನೊಡಗಿ ಬಿಂಬರೂಪಿಯಾದ ಪರಮಾತ್ಮ ಇದ್ದಾರಲ್ಲ, ಅವರ ಅನುಗ್ರಹದಿಂದ ನನ್ನ ಪ್ರತಿಬಿಂಬನಾಗ್ತಿದ್ದಿ ಅಷ್ಟೇ. ಅಲ್ಲ ನಾವು ಬ್ರಹ್ಮಾಸ್ತಿ ಅಂದ್ರೇನು? ನಮ್ಮವರಲ್ಲಿ ಭಗವಂತ ನಿಂತು ನಮ್ಮ ಅನುಗ್ರಹ ಮಾಡ್ತಿದ್ದಾರೆ ಎಂದು ಅರ್ಥನೇ ಹೊರತು ನಾವೇ ಬ್ರಹ್ಮ ಅಂತ ಅರ್ಥ ಅಲ್ಲ. ಓಂ ಜೀವ ಮುಖ್ಯ ಪ್ರಾಣ ಲಿಂಗ ನೀತಿಯನ್ನ ಉಪಾಸ ವೈವಿಧ್ಯ ಆಶ್ರಿತ ಸ್ವಾಧಿಹ ತದ್ಯೋಗ ಓಂ ಅಲ್ರಿ. ಶತ ಸಂವತ್ಸರ ಅಂತ ಬಂದಿದೆ, ಅದು ಜೀವ ಬದುಕುವ ಕಾಲ. ಮತ್ತೆ ಪ್ರಾಣದೇವರು ಹೇಳ್ತಾರೆ ಮುಖ್ಯ ಪ್ರಾಣಗಳಿಲ್ಲ. ಅಂದಮೇಲೆ ಯಾಕೆ ಬೇರೆ ಹೇಳ್ತಾರೆ? ಜೀವ ಮುಖ್ಯ ಪ್ರಾಣ ಮತ್ತು ದೇವರು ಮೂರು ಯಾಕೆ ಬಂತು ಅಂತ ಕೇಳಿದರೆ ಜೀವ ಅಂತ ಯಾಕೆ ಕೇಳ್ತಾರೆ ಅಂದರೆ ದೇಹದವರು ಉಪಾಸನೆ ಮಾಡೋದು, ಮುಖ್ಯ ಪ್ರಾಣ ಅಂತ ಯಾಕೆ ಕೇಳ್ತಾರೆ ಮರ ಉಪಾಸನೆ ಮಾಡೋದು, ದೇವರು ಅಂತ ಯಾಕೆ ಕೇಳ್ತಾರೆ ಸರ್ವತ್ರ ಉಪಾಸನೆ ಮಾಡೋದು. ಉಪಾಸ ತ್ರೈವಿಧ್ಯ ಅಂತಂದರೆ ಪ್ರತಿ ಮಾಸ ಅಪ್ರಬುದ್ಧಾನ ಯೋಗಿನಾಂ ಹೃದಯ ಹೇಳಿ. ಅವು ಯಾರು ಇನ್ನೂ ಅಪ್ರಶ್ನ ಜ್ಞಾನಿಗಳಾಗಿಲ್ಲ ಸಾಮಾನ್ಯರು, ಅವರು ಹೊರ ಉಪಾಸನೆ ಮಾಡ್ತಾರೆ. ಯೋಗಿಗಳು ಹೊರಗು ಉಪಾಸನೆ ಮಾಡ್ತಾರೆ. ಸರ್ವತ್ರ ವಿಧಿತಾಸ್ಥಾನ ಅಪ್ರಶ್ನ ಜ್ಞಾನಿಗಳಿಗೆ ಕಂಡ ಕಂಡಲ್ಲಿ ವಿಶ್ವರೂಪ ಕಾಲ. ಅದರಿಂದ ಉಪಾಸ ತ್ರೈವಿಧ್ಯ ಅವರವರಿಗೆ ಅದು ಅರ್ಥ ಆಗಿದೆ. ಚಿಕ್ಕ ಮಕ್ಕಳಿಗೆ ಸಿಂಹ ತೋರಿಸ್ಬೇಕು ಎಲ್ಲಿ ಹೋಗ್ತಾರೆ? ಮನೆಗೆ ಒಂದು ತಂದು ತಂದು ತೋರಿಸ್ತಾರೆ, ಒಡು ಸಿಂಹ ಅಂತ ತೋರಿಸ್ತಾರೆ. ಅಷ್ಟೇ ಸ್ವಲ್ಪ ದೊಡ್ಡವರಾಗಿ ತೋರಿಸ್ತಾರೆ. ಈರಾದ ಅರಣ್ಯ ಕೋರಿ ಹೋಗ್ಕೋಬೇಕಾಗ್ತದೆ. ಮೂರು ಶೇಗದ ಸಿಂಹ ಸಿಂಹನೇ, ಮೊದಲು ತೋರಿಸಿದ್ದು ಸಿಂಹದ ಚಿತ್ರ, ಆಮೇಲೆ ತೋರಿಸಿದ್ದು ಒಳಗಿರೋ ಸಿಂಹ, ಆಮೇಲೆ ತೋರಿಸಿದ್ದು ಫ್ರೀ ಸಿಂಹ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಸಿಂಹವನ್ನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಯೋಗ್ಯತೆ ತಕ್ಕಂತೆ ಪರಿಚಯ ಮಾಡಿಕೊಡ್ತಾರೆ. ಒಟ್ಟು ಎಲ್ಲರಿಗೂ ಹಾಗೆ ಪರಿಚಯ ಮಾಡ್ಕೊಂಡು ಸಿಂಹನ ಮುಟ್ಟು ನೋಡು ಅಂತಾರೆ. ಮುಟ್ಟು ನೋಡು, ತಲೆ ಹೇಗಿದೆ ನೋಡು, ಬಾಲ ಹೇಗಿದೆ ನೋಡು, ಚಿತ್ರ ಮುಟ್ಟಿದ್ರು ಮುಟ್ಟಿದ್ದೆ ಅದು ನಿಜ. ಸುಮಾರು ಮುಟ್ಟಕ್ಕಾಗತ್ತಾ? ಪ್ರತಿ ಮಾಸ ಅಪ್ರಬುದ್ಧ ಚಿತ್ರ, ಪ್ರತಿ ಚಿತ್ರ ಬಿಗಿನರ್ಸ್ಗೆ ಚಿತ್ರ ತೋರಿಸ್ತಾರೆ. ಅದೇ ರೀತಿಯಲ್ಲಿ ಮೂರು ವಿಧ ಅಧಿಕಾರಿಗಳಿದ್ದಾರಾದ್ದರಿಂದ ಮೂರು ವಿಧವಾದ ರೀತಿಯಲ್ಲಿ ಉಪಾಸನೆ ಮಾಡಿ ಪೂರೈಕೆ ಮಾಡಿದ್ದಾರೆ. ಅದು ವಿರುದ್ಧ ಅಲ್ಲ ಅಂತ ಅಲ್ಲಿ ಮೊದಲೇ ಪಾದ ಮುಗಿ. ಮೊದಲೇ ಪಾದದ ಒಟ್ಟು ಸಾರಾಂಶ ಏನು ಅಂದರೆ ಭಗವಂತನ ಹೊರತು ಬೇರೆ ಬೇರೆ ಪ್ರಸಿದ್ಧವಾದ ಶಬ್ದಗಳಿದೆಯಲ್ಲ, ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕ ಶಬ್ದದ ಸಂಬಂಧವನ್ನು ಮಾಡ್ತಾರೆ. ಆಕಾಶ ಪ್ರಾಣ ಇತ್ಯಾದಿಗಳಲ್ಲಿ ಏನಿವು, ಆಕಾಶ ಆಕಾಶದಲ್ಲಿ ಪ್ರಸಿದ್ಧ, ಪ್ರಾಣ ಪ್ರಾಣದಲ್ಲಿ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕ ಶಬ್ದಗಳನ್ನು ವಿಷ್ಣುವಿನಲ್ಲೇ ಸಮನ್ವಯ ಮಾಡಿದ್ದು ಮೊದಲನೇ ಅಧ್ಯಾಯದ ಮೊದಲನೇ ಪಾದದ ವೈಶ್ಯ. ಎರಡನೇ ಪಾದದೊಳಗೆ ಅನ್ಯತ್ರ ಪ್ರಸಿದ್ಧವಾದಂತಹ ಲಿಂಗಾತ್ಮಕ ಶಬ್ದದ ಸಮನ್ವಯ ಮಾಡ್ತಾ ಇದ್ದಾರೆ. ಯಾವುದು ಲಿಂಗಗಳು ಅಂದರೆ, ಒಂದು ಸರ್ವತ್ರ ಪ್ರಸಿದ್ಧೋಪದೇಶ ಪರಮಾತ್ಮ ಆದಿತ್ಯಾದಿಗಳಲ್ಲಿ ಯಾರಿದ್ದಾರಲ್ಲ ಅವನು ಯಾರವನು, ಸಾಕ್ಷಾತ್ ಪರಮಾತ್ಮನಾಗಿದ್ದಾನೆ. ಯಾಕೆ ಅಲ್ಲಿ ಬ್ರಹ್ಮ ಅಂತ ಹೇಳಿದ್ದಾರಾದ್ದರಿಂದ ಸರ್ವತ್ರ ವಿದ್ಯಮಾನ ನಾರಾಯಣ ಏವ, ಎಲ್ಲಿ ಸರ್ವೋತ್ತಮ ಜಿಜ್ಞಾಸ ಅಂತ ಹೇಳ್ತಾರೋ ಅಲ್ಲೆಲ್ಲ ಕೂಡ ಯಾರ ಬಗ್ಗೆ ಹೇಳ್ತಾರೆ ತಿಳ್ಕೊಂಡ್ಬಿಡ್ಬೇಕು, ಪರಮಾತ್ಮನ ಬಗ್ಗೆ ತಿಳ್ಕೊಂಡ್ಬಿಡ್ಬೇಕು. ಉಪಯೋಗಿಸಿದ ಗುಣೋಪತ್ತೆ ಯಾವು ಸಯೋಸೋ ಅಶ್ರುತ ಇತ್ಯಾದಿ ಯಾತಕ್ಕೆ ಅಂದರೆ ಅಲ್ಲೆಲ್ಲ ಏನು ಹೇಳ್ತಾರೆ ಅನಶ್ರುತ ಈ ರೀತಿಯಾಗಿ ಹೇಳ್ತಾರೆ. ಅಶ್ರುತತ್ವಾದಿಗಳಲ್ಲ ಯಾರು ಗುಣಗಳು, ದೇವರ ಗುಣಗಳು. ಉಳಿದವರಲ್ಲಿ ಅಶ್ರುತತ್ವಾದಿಗಳಿಲ್ಲ. ಆಬ್ಸರ್ವೇಷನ್ಸಲ್ಲಿ ಅಶ್ರುತ ಅಂದರೆ ಯಾರು, ವಿಷ್ಣುವೇ. ಅದೃಷ್ಟ ಅಂದರೆ ಯಾರು, ವಿಷ್ಣುವೇ. ಅಪ್ರಮೇಯ ಅಂದರೆ ಯಾರು, ವಿಷ್ಣುವೇ ಅಂತ ಗುಣ ಹೇಳಿದ ಮೇಲೆ ಬೇರೆ ಕಾರಣ ಸ್ತ್ರೀಯುತರಾದ ಇವರು ಮಾತಾಡ್ತಾರೆ. ಸ್ತ್ರೀಯುತರಾದ ಇವರೆಲ್ಲ ಯಾರ್ಯಾರು ಆಚಾರ್ಯರಾಗಿರ್ತಾರೆ, ಸ್ತ್ರೀಗಳು ಮಾತಾಡ್ತಾರೆ. ಅದು ಸ್ತ್ರೀಗಳು ಅಂದರೆ ಯಾರು, ಸ್ವಾಮಿಗಳು. ಸ್ತ್ರೀಗಳು ಅಂದರೆ ಯಾರು ಸಿಗುತ್ತಾರೆ, ಸ್ತ್ರೀಗಳು ಬೇರೆ ಸ್ತ್ರೀಯುತರು ಬೇರೆ. ಸ್ತ್ರೀಯುತರು ಅಂತ ಗೃಹಸ್ಥರಾಗಬಹುದು, ಸ್ತ್ರೀಗಳು ಅಂತಕ್ಕ ಸಾಧ್ಯ. ವಿವೇಕ್ಷಿತ ಗುಣ ಯಾವುದಾಗಿ ಅಲ್ಲಿ ಸ್ವಾಮಿತ್ವ ಹೇಗೋ ಇಲ್ಲಿ ಅದೃಷ್ಟತ್ವಾದಿಗಳೆಲ್ಲ ದೇವ್ರ ಗುಣಗಳಾದ್ದರಿಂದ ಆ ಗುಣಗಳು ಬಂತು ಕಂಡುಬಿಟ್ಟು ಬೆಳಗಿರ್ತಕ್ಕ ಹಾಲು ಎಷ್ಟು ಮಾಡ್ತಿರಲ್ಲ ಆಟ ಅಲ್ಲಿ ಮೋಸ ಹೋಗ್ತಿರೋ ಒಂದು ಸಲ ದೇವರಲ್ಲಿ ಮೋಸ ಹೋಗೋದೇ ಇಲ್ಲ. ಯಾಕಂದ್ರೆ ಹಾಲು ಅಂದರೆ ಬೆಳಗಿರಬೇಕಾಗ ದೇವರು ಅಂದರೆ ಹಾಗೆ ಇರಲೇಬೇಕು. ಓ ಮನೋಪತ್ಯೇಶ್ವರ ಶಾರೀರ ಹಾವು ಅಲ್ರಿ, ದೇವರ ಜೀವನ ಯಾಕೆ ತಿಳ್ಕೊಂಡ್ಬಿಡಬಾರದು ಅಂದರೆ ಸಾಧ್ಯವೇ ಇಲ್ಲ. ಜೀವನಿಗೇನಿಲ್ಲ, ಇಂಥ ಅದೃಷ್ಟತ್ವ ಇಂಥ ಅಶ್ರುತತ್ವ ಜೀವನಿಗೆ ಇಲ್ಲ, ಅದರಿಂದ ಏನೇ ಆಗ ಸಾಧ್ಯತೆ ಇಲ್ಲ. ಓಂ ಕರ್ಮಕರ್ತೃ ಉಪದೇಶಾಖ್ಯಾವು ಆತ್ಮಾನಂ ಪರಸ್ಪೈ ಸಂತತಿ. ಕರ್ಮಕರ್ತೃ ಉಪದೇಶ ಬಂದಿದೆ, ಇದೆಲ್ಲ ಜೀವನಿಗೆ ಕೊಡೋದಿಲ್ಲ, ಪರಮಾತ್ಮನೇ ಮಾತ್ರ ಸಾಧ್ಯ. ಓಂ ಶಬ್ದವಿಶೇಷ ಓಂ ಅಷ್ಟೇ ಅಲ್ಲ, ಏತಮೇವ ಬ್ರಹ್ಮೇ ಇತ್ಯಾಚಕ್ಷತೆ ಅಂತ ಷಟ್ಟಿಗಿಕ್ಕನೇ ಮಾಡ್ತಾರೆ. ಏತಮೇವ ಬ್ರಹ್ಮ ಇತ್ಯಾಚಕ್ಷತೆ ಅಂತ ಹೇಳಿದ ಮೇಲೆ ಇದು ಜೀವನಿಗೆ ಅಪ್ಲೈ ಆಗೋದಿಲ್ಲ, ದೇವರಿಗೆ ಅಪ್ಲೈ ಆಗ. ಓಂ ಸ್ಮೃತಿಯ ಓಂ ಸ್ಮೃತಿ ಹೇಳ್ತಾ ಇದೆ, ಎಲ್ಲರ ಒಳಗಿರೋದು ಯಾರು ಅಂದರೆ ಅಹಮಾತ್ಮ ಗುರಾಕೇಶ ಸರ್ವ ಗುರಾಕೇಶ ಸರ್ವಭೂತಾದೇ ಸ್ಥಿತ ಅಂತ ಹೇಳಿರೋದ್ರಿಂದ ಒಳಗಿರ್ತಕ್ಕಂಥವನು ಅದೃಷ್ಟ ಅದೃಷ್ಟ್ಯ ಮೊದಲಾದ ಈ ಗುಣಗಳನ್ನು ಹೊಂದಿರುವವನು ವಿಷ್ಣುವೇ, ಬೇರೆಯವರಲ್ಲ. ಆಗ ಮತ್ತೊಂದು ಪ್ರಶ್ನೆ ಹಾಕ್ಕೊಂಡ, ಅಲ್ರಿ ಹೃದಯ ಗುರಿಯವರಿಗೆ ದೇವರಿರ್ತಾನೆ ಅಂತ ಹೇಳ್ತೀರಿ, ದೇವರು ಭಾರಿ ದೊಡ್ಡವನು, ಅರ್ಧ ಪೌಕ ಇದೆ, ಚಿಕ್ಕ ಜಾಗ, ಚಿಕ್ಕ ಜಾಗದಲ್ಲಿ ದೇವರು ಹೇಗಿರ್ತಾರೆ ಅಂದರೆ ಯೋಮವತ್ ಅಂತ ಅರ್ಭಲೋಕತ್ವ ಸದ್ಯಪದೇಶಾಚೇತಿನ ಇದು ಸೇನ ಇಂಚಾಯತ್ವ ದೇವರು ಯೋಮವತ್ ಯಾವು ಆಕಾಶ ಎಷ್ಟು ದೊಡ್ಡದೋ ಆ ಚಿಕ್ಕದಾಗೆ ಒಳಗಿದೆ. ಸೊ ದೇವರು ಹೃದಯ ಗುರಿಯಂತ ಚಿಕ್ಕ ಜಾಗದಲ್ಲೂ ಇರ್ತಾರೆ, ಗೊತ್ತಾಯ್ತಾ? ಎಲ್ಲದನ್ನು ಮೀರಿ ಯಥಾವಾನಶ್ಯವೇಮ ಅಥವಾ ಜಾಯಾಂಶ ಪುರುಷ ಹಾಗೂ ಇರ್ತಾರೆ, ಅದೊಂದು ಮಹಿಮೆ. ಅದರಿಂದ ದೋಷ ಅಲ್ಲ. ಓಂ ಸಂಭೋಗ ಪ್ರಾಪ್ತಿ ಸ್ಥಿತಿಯನ್ನು ವೈಶಿಷ್ಟ್ಯ ಓ ಬಜಿಕಾಯ್ತಾಗಿದೆ. ನಮ್ಮ ದೇಹದೊಳಗೆ ನಮ್ಮ ಜೊತೆಗೆ ನಮ್ಮ ಹೃದಯ ಗುರಿಯಲ್ಲಿ ದೇವರಿದ್ದಾರೆ ಅಂತ ಹೇಳೋದಾದರೆ ಸಮಾನಭೋಗ ಪ್ರಾಪ್ತಿ ಇಷ್ಟ. ನಮ್ಮ ಸುಖ ದುಃಖಗಳ ಅನುಭವ ಯಾರಿಗಾಗಬೇಕಾಗುತ್ತೆ, ದೇವರಿಗಾಗಬೇಕಾಗುತ್ತೆ. ಅದಕ್ಕೆ ನೋವು ಆಗೋದಿಲ್ಲ. ಅದಕ್ಕೆ ವೈಶೇಷ್ಯ ದೇವರ ವಿಶಿಷ್ಟವಾಗುತ್ತೆ. ಹಿರಿಮೆ ಅಲ್ಪಜ್ಞತ್ವ ಸರ್ವಜ್ಞತ್ವ, ಅದರಿಂದ ಅಲ್ಪಶಕ್ತಿತ್ವ ಸರ್ವಶಕ್ತಿತ್ವ ಇಂತ ವ್ಯತ್ಯಾಸ ಇರೋದ್ರಿಂದ ದೇವರಿದ್ದರೂ ಕೂಡ ನಮಗೆ ದುಃಖಾದಿಗಳಾದರೂ ಕೂಡ ದೇವರಿಗೆ ಏನೂ ಆಗೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ನಮ್ಮಳು ದೇವರಿದ್ದಾನೆ ಅಂತ ತಿಳ್ಕೊಂಡಾಗ ನಾವು ದೇವರಿಗೆ ಏನಾದ್ರು ಆಗುತ್ತೋ ಅನ್ನೋ ಭ್ರಮೆ ಬಂದರೆ ಹೋಗುತ್ತದೆ, ಏನೂ ಆಗೋದಿಲ್ಲ. ನಮ್ಮಳು ದೇವರಿದ್ದಾನೆ, ನಮ್ಮದು ದುಃಖಿಯಾಗಿ ದೇವರಿಲ್ಲ, ಸುಖಿಯಾಗಿ ಇದ್ದಾನೆ, ಅದು ವೈಶಿಷ್ಟ್ಯ ಅದು. ಆಗ ಪ್ರಶ್ನೆ ಬರ್ತೀವಿ ನೋಡಿ, ಎಲ್ಲವನ್ನೂ ದೇವರು ನಾಶ ಮಾಡ್ತಾರೆ ಅಂತ ಹೇಳಿದರೆ ಅದಿತಿ ನಾಶ ಮಾಡ್ತಾರೆ ಅಂತಲೇ ಇದೆಯಲ್ಲ, ಆದ್ದರಿಂದ ವಿಷ್ಣು ಅಲ್ಲ ಅಂತ ಕೇಳಿದರೆ ಓ ಮತ್ತ ಚರಾಚರ ಗ್ರಹಣ ಆಯ್ತು. ಚರಾಚರ ಗ್ರಹಣ ಇದು ಸ್ವಲ್ಪ ತಿಂದ ಯಾರು ಬರೀ ತಿಂದ ಅದಿತಿ ಅಂತ ಹೇಳ್ತೀಯಲ್ಲ, ಎಷ್ಟಿಂದ ಬರ್ತದೆ ನೋಡು ಮುಂದೆಯಲ್ಲಿ ಚರಾಚರ ಗ್ರಹಣ. ಚರ ಆಚಾರ ಎಲ್ಲ ತಿಂದ ಯಾರಾಗಿರ್ಬೇಕಾತ ವಿಷ್ಣು, ಬೇರೆಯವರೆಲ್ಲ ಸಾಧ್ಯ ಇಲ್ಲ ತಿಂದು. ಅದಕ್ಕೆ ವಿಷ ತಿಂದು ತಿನ್ಸ್ಕೊಂಡವರು ಯಾರಾಗ್ತಾರೆ ತಕ್ಷಣನೇ ಇಲ್ಲ, ಹರಿ ಇಲ್ಲ ವಾಯು, ಬೇರೆಯವರೇ ಶಕ್ತಿ ಇಲ್ಲ. ಹರಿ ಭೂತನೇ ವಿಷವನ್ನು ಜೀವಿಸ್ಕೊಂಡ, ಭೀಮಸೇನ ಕಾಲಕೂಟ ಜೀವಿಸ್ಕೊಂಡಿಲ್ಲ. ಆದ್ದರಿಂದ ವಿಷ ತಿಂದು ತಿನ್ಸ್ಕೊಂಡ್ರು ಅಂದರೆ ಅವ್ರು ಹಾಗೆ ಮಗಾರ್ಗೊಂಡ ಉದ್ಯೋಗಿಸ್ತಾರೆ ಅಂದರೆ ರಾಜನಾಗಿರ್ಬೇಕು, ಇನ್ಯಾರ ಸಾಧ್ಯತೆ ಇಲ್ಲ. ಒಬ್ಬ ಆಟಗಾರ ಉದ್ಯೋಗಿಸ್ತಾರೆ ಅಂದರೆ ಕದ್ದು ಬಂದಿರ್ತಾರೆ ಅಂತ ಅರ್ಥ, ನರ್ಕ್ ಅಂತ ಹೇಳಿ ಲಜ್ಜ ತಗೊಂಡಿರ್ತಾರೆ ಅಂತ ಅರ್ಥ. ಆಫೀಸರ್ ರಾಜ ಮಾಡ್ತಾರೆ ಅಂದರೆ ಅವ್ರು ಭಾರಿ ಶ್ರೀಮಂತ ಅಂತ. ಅಂದ್ರೆ ಉಪಯೋಗಿಸ್ಬೇಕಾದ್ರೆ ಯೋಗಿಸತಕ್ಕಂಥ ಉಪಯೋಗಿಸ್ತಾರೆ. ಅತ್ತ ಚರಾಚರ ಗ್ರಹಣ, ಚರ ಅಚರ ಗ್ರಹಣ, ಎಲ್ಲ ಚೇತನಗಳನ್ನ ಎಲ್ಲ ಜನಗಳನ್ನ ತಿಂತಾನೆ ಅಂದ್ರೆ ಅದು ವಿಷ್ಣುವಿನ ಸಾಮರ್ಥ್ಯ, ಬೇರೆಯವ್ರ ಸಾಮರ್ಥ್ಯ ಅಲ್ಲ. ಯಾರು ತಗೋತಾರೆ? ನೀರು ಕಂಠ ತಗೊಂಡಿದ್ದು ಯಾವುದು? ವಾಯುದೇವರು 99.99% ತಗೊಂಡು ಸ್ವಲ್ಪ ತಗೊಂಡು ಅವ್ರಿಗೆ ಕೊಡ್ತಾರೆ, ದಯವಿಟ್ಟು ಮಾಡಿ ಕೊಡ್ತಾರೆ, ಅದನ್ನು ತಗೊಳ್ತಾರೆ. ಗೊತ್ತಾಯ್ತಾ? ಪೂರ್ತಿ ತಗೊಂಡಿದ್ದು ವಾಯುದೇವರು, ಅದು ಸಕ್ತ ಆಚಾರ ನಿರ್ಣಯಗಳೆಲ್ಲ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಮುಖ್ಯವಾಗಿ ತಿಳಿಸ್ಕೊಂಡಿದ್ದು ಅವರೇ. ಸೊ ಕಾಲಕೂಟಾರಿಗಳನ್ನು ತಿಳಿಸ್ಕೊಂಡು ನಿರ್ಣಯ ಮಾಡಿಕೊಳ್ಳೋದಕ್ಕೆ ಅಂದರೆ ಅದು ಹರಿವಾಯುಗಳನ್ನು ಉಳಿದವರಿಗೆ ಸಾಧ್ಯ ಇಲ್ಲ. ಅದಕ್ಕೆ ಬಂಡಿಯ ನವ ಉಂಡಿತು ಕೂಸು. ಎಲ್ಲರೂ ಬಂಡಿಯನ್ನು ತಿಂದಾಗ ದುರ್ಜನಿಗೆ ಕೇಳ್ತಿದ್ರಿ, ಮಾತನ್ನು ಹೇಳೋದಿಲ್ಲ. ಅದು ಸೆಕೆಂಡ್ ದುರ್ಜನ ಹೇಳ್ತಾರೆ. ಓ ಯಾವ ಪ್ರಕಾರ ನಾವು ಒಬ್ಬರಿಗೆ ಊಟ ಹಾಕಿದ್ರೆ ಅನುದಾನ ಮಾಡ್ತಾರೆ ಅಂತ ಕರೆಯೋದಿಲ್ಲ, ತುಂಬ ಜನ ಕಾಯ್ದೆ ಅನುದಾನ ಮಾಡ್ತಾರೆ ಅಂತ ಕರೀತ. ಈಗ ಸದ್ಯ ಅಂದ್ರೆ ಏನ್ರಿ, ಬೀದಿ ಬೀದಿಯಲ್ಲಿ ಹಾಕಿದ್ರೆ 30,000 20,000 ಅಂದ್ರೆ ಅದು ಅನುದಾನ ಅಂತ ಸರಿಯಾಗಿ ಉತ್ಸವಗಳ ಕಾಲಕ್ಕೆ ಏನು ವೈಭವ ಅನ್ನ ಬ್ರಹ್ಮ ಅಂತ ಕೃಷ್ಣನಿಗೆ ಯಾರು ಕೂಡ ಅನ್ನದ ರಾಶಿ ಒಬ್ಬೊಬ್ಬರಿಗೆ ಹಾಕಿದ್ರೆ ಕರೆಯಲಿಲ್ಲ, ಬಹಳ ಜನ ಕಾಯ್ದೆ ಅನ್ನದಾನ ಸಮಾನ ಅಂತ ಕರೀತ. ಆದ್ರಿಂದ ಪರಮಾತ್ಮ ಚರಾಚರ ಗ್ರಹಣ ಮಾಡ್ತಾನಾದಂತಾಗಿನೇ ಅತ್ತ ಅವನೇ ಸಂಧಾನಕ ಉಳಿದವರಲ್ಲ. ಓಂ ಪ್ರಕರಣ ಓಂ, ಅಲ್ಲಿ ಪ್ರಕರಣ ಹಾಗೇ ಇದೆ. ಎಲ್ಲವನ್ನೂ ತಿಳಿಸತಕ್ಕಂಥವನು ಬ್ರಹ್ಮದೇವರು ಸೃಷ್ಟಿ ಮಾಡಿ ಜನ್ಮ ತಿನ್ನಬೇಕಾದ್ರೆ ಅತಿಥಿ ಸಾಧ್ಯನ ಅದು, ಅದು ವಿಷ್ಣುವಿಗೆ ಸಾಧ್ಯ. ಓಂ ಗುಹಾ ಪ್ರವಿಷ್ಟವು ಆತ್ಮಾನವಿ ಬದ್ದರೆ ಚರಾತೋಂ ಮತ್ತೊಂದು ಸತ್ಯವನ್ನು ಇಷ್ಟೆಲ್ಲ ಹೇಳಿದ್ರಿ ನೀವು. ಹೃದಯ ಗುಹೇಳು ಪರಮಾತ್ಮ ಇದ್ದಾರೆ ಅಂತ ಹೇಳಿದ್ರಿ, ಆದರೆ ಡೌಟ್ ಬರುತ್ತೆ ನಮಗೆ. ಅಲ್ಲಿ ಇಬ್ಬರಿದ್ದಾರೆ ಅಂತ ಹೇಳ್ತಾರೆ ಉಪನಿಷತ್ತಿನೊಳಗೆ. ನೀವು ಒಬ್ಬ ಪರಮಾತ್ಮ ಇವರಲ್ಲಿ ಇಬ್ಬರು ಆಗಿರ್ತಾರೆ ಅಂತ ಕೇಳಿದರೆ, ಇಲ್ಲ ಎರಡು ಪರಮಾತ್ಮ ರೂಪಗಳು. ಗುಹಾ ಪ್ರವಿಷ್ಟವು ಆತ್ಮಾನೋ ಈ ತದ್ದರ್ಶನಾಥು. ಇದೆಲ್ಲ ಕ್ಲಿಯರ್ ಆಯಿತು ನಮಗೆ. ಎರಡು ವಿಷಯ, ಒಂದು ವಿಷಯ ಮತ್ತೇನು ಗೊತ್ತಿದ್ದಿಲ್ಲ, ನಮ್ಮ ಹೃದಯಗಳು ದೇವರಿದ್ದಾರೆ ಅಂತ ಗೊತ್ತಾಯಿತು ಒಂದು ವ್ಯಾಖ್ಯದಿಂದ. ಎರಡು ರೂಪದಲ್ಲಿ ಗೊತ್ತಾಯಿತು ಇದರಿಂದ, ಆತ್ಮ ಅಂತರಾತ್ಮ ಎರಡು ರೂಪದಲ್ಲಿ ಪರಮಾತ್ಮ ಇದ್ದಾನೆ ಎಂಬುದು ಇವು ಅಧಿಕಾರದ ವಿಶೇಷ ಅಂತ. ಓ ವಿಶೇಷಣಾಚ್ಯಾವು, ಅಲ್ಲದೆ ಹೀಗೆ ಮಾಡೋದು ಒಬ್ಬನ ಜೀವಾತ್ಮ ಪರಮಾತ್ಮ ಅಂತ ಅರ್ಥ ಮಾಡ್ಕೊಂಡ್ಬೇಡ ಅಂತ ಕೇಳಿದರೆ, ಇಲ್ಲ ಅವರಿಬ್ಬರು ಯಾರವರು? ಎಷ್ಟೇತು ಈಜಾನ, ಸಂಸಾರದಿಂದ ಬಿಡುಗಡೆ ಮಾಡತಕ್ಕಂತಹ ರಕ್ಷಕರು ಅಂತ ಕರೆದ ಮೇಲೆ ಅದು ಜೀವನಿಗೆ ಅನ್ವಯ ಆಗುತ್ತೆ. ಯಾರಿಗೆ ಅನ್ವಯ ಆಗಬೇಕು? ದೇವರಿಗೆ ಅನ್ವಯ ಆಗುತ್ತೆ. ಆದ್ದರಿಂದ ಹೃದಯ ಗುಹೆಯಲ್ಲಿರ್ತಕ್ಕಂಥ ಇಬ್ಬರು ಕೂಡ ಎರಡು ಭಗವದ್ ರೂಪಗಳ ವ್ಯವಸ್ಥೆ ಬೇರೆ ಅಲ್ಲ. ಆ ಇನ್ನೊಂದು ತೆಗೆದ ಸ್ವಾಮಿ, ಆದಿತ್ಯನಲ್ಲಿ ವಿಷ್ಣು ಇದ್ದಾನೆ ಅಂತ ಹೇಳಿದ್ವಿ, ಆದರೆ ಹೇಳ್ತಾ ಇದ್ದಾರೆ ಆದಿತ್ಯನಲ್ಲಿ ಪುರುಷ ಇದ್ದಾನೆ ಅಂತ ಹೇಳಿದ್ದರಿಂದ ಆ ವಿಷ್ಣು ಹೇಗಾಗ್ತಾನೆ ಅಂತ ಕೇಳಿದರೆ, ಹಾಗಲ್ಲ, ಆದಿತ್ಯ ಇರಬಹುದು, ಕಣ್ಣೊಳಗೆ ಆದಿತ್ಯ ಇದ್ದಾನೆ, ಆದಿತ್ಯನೊಳಗೆ ಪರಮಾತ್ಮ ಇದ್ದಾನೆ. ಹೇಗೆ ಅಂತರ ಉಪಸತ್ಯ ಇದೆ, ಒಳಗಿರೋ ವೃತ್ತಿ ಅಲ್ಲ, ಒಳಗಿದ್ದು ಎಂಜಾಯ್ ಮಾಡಬೇಕು. ಅಂತಸ್ತಿತ್ವ ರಮಣ ಕಣ್ಣ, ಒಳಗಿದ್ದು ಎಂಜಾಯ್ ಮಾಡ್ತಕ್ಕಂಥ ಶಕ್ತಿ ಇರೋದು ಯಾರಿಗೂ ವಿಷ್ಣುವಿ. ಅಂತರಹ ಉಪಪತ್ತೆ ಇದೆ, ಹುಡುಗರ ಸಾಮರ್ಥ್ಯ ಇಲ್ಲ, ಬೇರೆಯವರಿಗೆ ಗಂಜಾಯ ಮಾಡಕ್ಕೆ ಅವ್ರಿಗೆ ಆಗೋದಿಲ್ಲ. ರಾಜ ತಾನು ಬರ್ತಾನೆ, ಯೂನಿಫಾರ್ಮ್ ಎಲ್ಲ ಕಡೆ ನೋಡ್ತಾನೆ, ಎಂಜಾಯ್ ಮಾಡ್ತಾರೆ, ಸರಿಯಾಗಿದ್ದೀರ ಕಂಡೀಷನ್ ಅಂತ ಕೇಳ್ತಾರೆ. ರಾಜ ಒಳಗೋಗಿ ಎಂಜಾಯ್ ಮಾಡ್ತಾನೆ, ಕೈದಿ ಒಳಗೆ ದುಃಖ ಬರುತ್ತೆ. ಅದರಿಂದ ಒಳಗಿದ್ದು ಎಂಜಾಯ್ ಮಾಡಬೇಕೆ ಮೇಲೆ ಬಂದೇ ನಡೆದ್ರು ಅಂತಹ ತನ್ನ ಧರ್ಮೋಪದೇಶ. ಪೂರ್ತಿ ಒಳಗಿರಬೇಕೆಂಬ ಯಾರ ಗುಣ? ದೇವ್ರ ಗುಣ ಅಂತ ಹೇಳ್ತಾರೆ. ಪೂರ್ತಿ ಒಳಗಿದ್ದು ಎಂಜಾಯ್ ಮಾಡೋದು ಯಾರ ಗುಣ? ಮತ್ತೆ ದೇವ್ರ ಗುಣ. ಒಳಗಿರೋದು ಒಳಗಿದ್ದು ಎಂಜಾಯ್ ಮಾಡೋದು ಎರಡು ದೇವರ ವೈಶಿಷ್ಟ್ಯ. ಒಮ್ಮೆ ಸ್ಥಾನಾದ ಉಪದೇಶ ಆಚಾರು ಅಷ್ಟೇ ಅಲ್ಲ, ಅಲ್ಲಿ ವಾಮನ ಭಾಮನ ಅಂತ ದೇವರನ್ನು ಕರೆದಿದ್ದಾರೆ. ಆದ್ರಿಂದಾನೆ ತೀರ ಒಳಗಿರೋನು ಅಲ್ಲಿ ಎಂಜಾಯ್ ಮಾಡ್ತಕ್ಕಂಥವನು ವಾಮನ ಭಾಮನ ಅಂತ ಶಬ್ದವಾಚ್ಯನಾದ ನಾರಾಯಣನೇ ಹೊರತು ಬೇರೆಯವರಲ್ಲ. ಮತ್ತೆ ಹೇಳ್ತಾರೆ ಒಳಗಿರ್ತಕ್ಕಂಥ ವ್ಯಕ್ತಿ ವ್ಯಕ್ತಿಯನ್ನು ಅಂತ ಹೇಳ್ತಾರೆ. ಸುಖ ವಿಶಿಷ್ಟ ವಿಧಾನಾದೇವ ಚ, ವಿಶೇಷವಾದ ಸುಖದಿಂದ ಕೂಡಿದು ಅಂತ ಹೇಳ್ತಾರೆ. ಸಾಮಾನ್ಯ ಸುಖ ಬೇರೆ, ವಿಶೇಷ ಸುಖ ಬೇರೆ. ವಿಶೇಷ ಸುಖ ಅಂದ್ರೇನು? ಪೂರ್ಣ ಸುಖ. ಪೂರ್ಣ ಸುಖ ಇರೋದು ಯಾರಲ್ಲಿ? ದೇವರಲ್ಲಿ ಮಾತ್ರ. ಆದ್ದರಿಂದ ಅಂತರ ಅನ್ನೋದು ವಿಷ್ಣುವೆ. ಶ್ರುತ ಉಪನಿಷತ್ತು ಗತ್ಯ ವಿಧಾನಾಖ್ಯ, ಉಪನಿಷತ್ತಿನಲ್ಲಿ ಏನು ಗತಿಯನ್ನು ಹೇಳಿದ್ದಾರೆ ಅದಿರೋದು ಇವರಿಗೆ ಬೇರೆಯವರಿಲ್ಲ. ಓಂ ಅನವಸ್ಥಿತಿ ಅಸಂಭವಾಚ ನೇತರ, ಅನವಸ್ಥಿತಿ ಮತ್ತು ಅಸಂಭವಾದ ದೋಷ ಬರೋದ್ರಿಂದ ವಿಷ್ಣುವನ್ನು ಬಿಡುತ್ತು ಬೇರೆ ಯಾವುದೇ ಜೀವನನ್ನು ಒಪ್ಪಿಕೊಂಡ್ರು ಕೂಡ ಅನವಸ್ಥಿತಿ ದೋಷ ಅಥವಾ ಅಸಂಭವ ದೋಷ ಬರೋದ್ರಿಂದ ಅವರು ಅವರಲ್ಲ. ಆಗ ಮತ್ತೊಂದು ಜಲ ಹೇಳ್ತೀರಿ, ಅಂತರ್ಯಾಮಿ ಅಂತ ಒಬ್ಬರಿದ್ದಾನೆ ಅಂತ ಬೃಹದಾರಣ್ಯ ಹೇಳ್ತಾರೆ. ನಿಮ್ಮ ವಿಷ್ಣು ಯಾರು ಅಂತ ಕೇಳಿದರೆ ಅಂತರ್ಯಾಮಿ ವಿಷ್ಣು ದೇವ. ಅಂತರ್ಯಾಮಿನೋವನೇ, ಅಂತಹನೋವನೇ, ಅಂತರನೂ ಅವನೇ. ಗೊತ್ತಾಯ್ತಾ? ಈಗ ಅಂತರ ಅವನೇ, ಅಂತರ್ಯಾಮಿ ಅವನೇ, ಮತ್ತು ಅಂತನೋ ಅಂತ ಅಂತರ ಅಂತರ್ಯಾಮಿ ಮೂರು ಪದನೇ ಬಿಟ್ಬೋದು. ಅಂತ ಅಂದರೆ ಒಳಗೆ ಇವು ಅಂತ ಪ್ರವಿಷ್ಯ ಅಂತಸ್ತಿತ್ವ ರಮಣಕ್ಕೆ ಅಂತರ. ಅಂತರ್ಯಾಮಿ ಅಂತರ್ಯಾಮಿ ಅಂದ್ರೆ ಏನು? ಅಂತರ್ ನಿಯಾಮಕ. ಬಸ್ನೊಳಗೆ ಪ್ಯಾಸೆಂಜರ್ಸ್ ಇದ್ದಾರೆ, ಡ್ರೈವರು ಇದ್ದಾರೆ, ಆದ್ರೆ ಪ್ಯಾಸೆಂಜರ್ ಸುಮ್ಮನೆ ಕೂತಿದ್ದಾಗುತ್ತೇನೆ, ಡ್ರೈವರ್ ಹ್ಯಾಕ್ ಕೊಟ್ಟಿದ್ದಾನೆ, ಕಂಟ್ರೋಲ್ ಮಾಡ್ತಾ ಕೊಟ್ಟಿದ್ದ ಪರಮಾತ್ಮ ದೇಹದೊಳಗೆ ಆಗಿದ್ದಾನೆ ಅಂತ ಯಾಮಿ ಆಗಿದ್ದ. ಯಮನ ಅಂದ್ರೆ ನಿಯಮನ ಮಾಡೋದು, ಯಮನ ನಿಯಮನ ಮರಣ, ಇದು ದೇವರ ವೈಶಿಷ್ಟ್ಯ. ಆದ್ದರಿಂದ ದೇವರಿಗೆ ಏನು ಯೋಚನೆ ಇಲ್ಲ. ಮತ್ತೆ ಇನ್ನೊಂದು ಉತ್ತರನ ಕೊಟ್ಟಾಗ ದೇವ್ರು ಹೊರಗಿದ್ದಾನೆ ಅಂತ ಹೇಳ್ತೀರಿ, ಎಂಜಾಯ್ ಮಾಡ್ತಾನೆ ಅಂತ ಹೇಳ್ತೀರಿ. ಏನು ಎಂಜಾಯ್ ಮಾಡ್ತಾನೆ ಪಾಪ, ಹೊರಗಿರೋರಿಗೆ ಹಿಂಸೆ ಆಗೋದಿಲ್ಲ ಅಂದರೆ ಒಳಗೆ ಆಗಿದ್ದಾನೆ, ನಿಯಾಮಕನಾಗಿದ್ದಾನೆ, ನೋ ಪ್ರಾಬ್ಲಮ್. ಯಾವಾಗಲೂ ಕಂಟ್ರೋಲ್ ಅನಿವಾರ್ಯವಾಗಿದ್ದಾಗ ದುಃಖ ಆಗುತ್ತೆ, ಸ್ವಾಮಿ ಆಗಿದ್ದಾಗ ದುಃಖ ಆಗೋದೇ ಇಲ್ಲ. ಅರ್ಥ ಆಯ್ತಾ? ತುಂಬ ಜನ ಇದ್ದಾರೆ ಅದು ಭಾರಿ ಬೇಜಾರಾಗಿರುತ್ತೆ, ಆದರೆ ತುಂಬ ಜನ ನಮ್ಮವರು ಇದ್ದಾರೆ ಬೇಜಾರಾಗುತ್ತೆ. ಅರ್ಥ ಆಯ್ತಾ? ಎಲ್ಲರೂ ಕೈ ಕಡೆಯಲ್ಲಿರ್ತಾರೆ, ಬೇಜಾರಾಗೋದೇ ಇಲ್ಲ. ನಮ್ಮಷ್ಟೇ ಇದ್ರೆ ನಮಗೆ ದೊಡ್ಡವರು ಇದ್ರೆ ಗಾಬರಿ ಆಗುತ್ತೆ, ಆದರೆ ನಮಗಿಂತ ಚಿಕ್ಕವರಿದ್ದಾಗ ನಮ್ಮ ಮಾತು ಕೇಳೋರಿದ್ದಾಗ ಏನು ದುಃಖ ಆಗೋದಿಲ್ಲ. ಪರಮಾತ್ಮ ಏನು ಮಾಡ್ತಾನೆ? ಒಳಗಿದ ನಿಯಮನ ಮಾಡ್ತಾನೆ, ಅದರಿಂದಾಗಿನೆ ಅವನೇ ಸರ್ವೋತ್ತಮ ಅಲ್ಲ. ಒಳಗಿರ್ತಕ್ಕಂಥ ವ್ಯಕ್ತಿ ಈ ತ್ರಿಗುಣದಿಂದ ಕೂಡ ಪ್ರಕೃತಿ ಅಂತ ಯಾಕೆ ಕೆಡಬಾರದು ಅಂದರೆ ಅಲ್ಲಿ ತ್ರಿಗುಣಾತ್ಮ ಹೇಳಿಲ್ಲ. ಇದು ತ್ರಿಗುಣವನ್ನು ಹೊಂದಿದವನು ಅಂತ ಹೇಳಿ ಹೇಳ್ಬೋದಾಗಿದೆ. ನಸ್ಯ ಸ್ಮಾರ್ಥ ಮತ ಧರ್ಮ ವಿರಾಪ, ಪ್ರಕೃತಿಯ ಲಕ್ಷಣವಾದ ತ್ರಿಗುಣಮಯಂತ ಅನ್ನೋದು ಹೇಳಿಲ್ಲ. ಆದ್ದರಿಂದ ಇಲ್ಲಿರ್ತಕ್ಕಂಥ ಅಂತರ್ಯಾಮಿ ಯಾರು? ವಿಷ್ಣುವೇ ಹೊರತು ಬೇರೆಯವರಲ್ಲ. ಓಂ ಶಾರೀರಶ್ಚ ಉಭಯೇಹಿ ಭೇದೇನ ಏನ ವಧೀಯತೆ. ಓಂ ಅಲ್ರಿ, ಒಳಗಿದ್ದಾನೆ ದೇಹ ಶರೀರದೊಳಗೆ ನಾಗಿದ್ದೇವೆ, ಜೀವನ ಇದ್ದಾರೆ ಅಂತ ಹೇಳಿದರೆ ಇಬ್ಬರಿಗೂ ಕೂಡ ಒಂದೇ ಲಕ್ಷಣ ಬಂತ ಅಂದರೆ ಇಲ್ಲ. ಜೀವನಿಗೆ ಶರೀರ ಅಂತ ಯಾಕೆ ಕರೀತಾರೆ? ದೇಹದೊಳಗಿಟ್ಟು ನಾಶ ಹೊಂದ್ತಾನೆ ದೇಹದಿಂದ, ಅದು ಶರೀರ ಅಂತಾರೆ. ದೇವರು ಹಾಗಲ್ಲ, ಒಳಗಿಟ್ಟು ಶರೀರ ನಾಶ ಮಾಡಿಸ್ತಾನೆ, ಅವರಿಗೇನಾಗೋದಿಲ್ಲ, ಅದಕ್ಕೆ ಶರೀರ ಅಂತ ಕರೀತಾರೆ. ಮುಂದೆ ಹೇಳ್ತಾರೆ, ಅದೃಷ್ಟಾದಿ ಗುಣಗಳನ್ನು ಹೇಳಿದ್ರು ವಿಷ್ಣುವಿಗೆ, ಆ ಗುಣಗಳೆಲ್ಲ ಬೇರೆ ಕಡೆ ಅಂತ ಕಾಣುತ್ತಲ್ಲ. ವಿಷ್ಣುವನ್ನು ಯಾಕೆ ಹೇಳ್ತೇನೆ ಅಂದರೆ ಅದೃಷ್ಟಾದಿ ಗುಣಗಳು ಬೇರೆ ಕಡೆ ಇರೋದಿಲ್ಲ. ಎಲ್ಲಿರುತ್ತದೋ ವಿಷ್ಣುವಿನಲ್ಲೇ ಇರುತ್ತೆ. ಅದೃಷ್ಟತ್ವಾದಿ ಗುಣಕ್ಕೋ ಧರ್ಮೋಕ್ತೇ ಓ, ಅದೃಷ್ಟತ್ವಾದಿ ಗುಣಗಳು ಅಂತ ಹೇಳಿದರೆ ಯಾರ ಗುಣಗಳವು? ದೇವ್ರ ಗುಣಗಳು. ಎಟ್ಟಾರ ಅಂದರೆ ಕಪ್ಪಿರುತ್ತೆ, ಹಾಲು ಅಂದರೆ ಬೆಳಗಿರುತ್ತೆ, ನನಗೆ ಅರ್ಥ ಆಗುತ್ತದೆ. ಹೇಗಾಗಿತ್ತಲ್ಲ ಪದ, ಚಿನ್ನಕ್ಕೊಂದು ಕಲರ್ ಇದೆ, ಬೆಳ್ಳಿಗೊಂದು ಕಲರ್ ಇದೆ, ಕಬ್ಬಿಣಕ್ಕೊಂದು ಕಲರ್ ಇದೆ, ದೇವರಿಗೊಂದು ಉದ್ದೇಶಿಸುತ್ತೆ. ಅದೃಷ್ಟತ್ವ ಅನ್ನೋ ಲಕ್ಷಣ ಇದೆ. ಅದೃಷ್ಟತ್ವ ಅನ್ನೋದು ಲಕ್ಷಣ ಪೂರ್ತಿ ಅನ್ವಯವ ಯಾರಿಗೆ? ವಿಷ್ಣುವಿ. ಆದ್ದರಿಂದ ಅದೃಷ್ಟತ್ವಾದಿ ಗುಣಕ್ಕೋ ಧರ್ಮೋಕ್ತೇ ವಿಶೇಷಣ ಭೇದ ವಿಪದೇಶ ಭ್ರಾಂಜ ನೇತರವು. ಇಲ್ಲಿ ಅಕ್ಷರವಾಗಲಿ ಜಲಪ್ರಕೃತಿಯಾಗಲಿ ಇಲ್ಲಿ ವಾಚ್ಯರಾಗಿಲ್ಲ. ಯಾತಕ್ಕೆ? ಅವ್ರ ಗುಣಗಳು ಯಾವುದೂ ಇಲ್ಲಿ ಬಂದಿಲ್ಲ. ವಿಶೇಷಣ ಮತ್ತು ಭೇದ ಎರಡರಿಂದಾಗಿ ಉಳಿದವರು ಪ್ರಶಸ್ತಿ ಇಲ್ಲ ಅಂತ. ಓಂ ರೂಪೋಪನ್ಯಾಸಾಶ್ಚ ಓಂ. ಅಲ್ಲ, ದೇವರಿಗೆ ರೂಪ ಉಂಟು ಅಂತ ಕೇಳಿದರೆ, ರೂಪ ಇದೆ ಅಂತ ಹೇಳ್ತಾರಲ್ಲಿ, ದೇವಿ ರೂಪ ಇದೆ ಅಂತ ಕೇಳಿದರೆ ಇದೆ. ಓ ರೂಪೋಪನ್ಯಾಸಾಶ್ಚ ಓಂ. ದೇವರು ನಿರಾಕಾರನಲ್ಲ, ಅವನಿಗೇನಿದೆ? ತನ್ನದೇ ಆದ ಒಂದು ಆಕಾರ ಇದೆ. ಆಗ ನೋಡಿ ಇನ್ನೊಂದು ಕಡೆ ಬರುತ್ತೆ, ವೈಶ್ವಾಧರನನ್ನು ತಿಳ್ಕೊಂಡ್ರೆ ಮೋಕ್ಷ ಆಗುತ್ತೆ ಅಂತ ಹೇಳ್ತಾರೆ. ವೈಶ್ವಾಧರನ ಅಗ್ನಿ ಅಲ್ಲದೇನು ಕೃಷ್ಣ ಹೇಗಾಗ್ತಾನೆ ಅಂದರೆ, ಓಂ ವೈಶ್ವಾಧರ ಸಾಧಾರಣ ಶಬ್ದ ವಿಶೇಷ ಆತ್ಮ. ಸಾಧಾರಣ ಅಗ್ನಿಗೂ ಇವರು ಸಾಧಾರಣ ವಿಶೇಷದ ಆತ್ಮಾನಂಬಂತಿದೆ. ಆತ್ಮ ಶಬ್ದ ಯಾರು ಕರ್ತಾರೆ? ದೇವನು ಹೇಳ್ತಕ್ಕಂಥ ಶಬ್ದ. ಆತ್ಮಾನಂಬ ವೈಶ್ವಾಧರಂ ಅಂದರೆ ವಿಷ್ಣು ಅಂತ ಅರ್ಥ. ಬರೀ ವೈಶ್ವಾಧರಂ ಯಾರು ಬೇಕಾದ್ರೆ ಆಗ್ಬೋದು. ಆತ್ಮಾನಂಬದ ಅಡ್ಜೆಕ್ಟಿವ್ ಹಾಕಿರೋದ್ರಿಂದ ವಿಷ್ಣುವೇ ಆಗ್ತಾನೆ. ಒಬ್ಬ ಪರ್ಯಮಾನ ಅನುಮಾನ ಮುಖ್ಯಾದಿ ಭಗವದ್ಗೀತೆಯಲ್ಲಿ ಬಂದಿದೆ. ಆ ವೈಶ್ವಾಧರ ಹುಟ್ಟು ಅಂಬೋದು ಅದು ಇದಕ್ಕೆ ಫರ್ದರ್ ಲಾಜಿಕ್ ಆಗ್ತಾ ಇದೆ. ಓಂ ಶಬ್ದಾದಿಧ್ಯೋ ಅಂತಃ ಪ್ರತಿಷ್ಠಾನ ನಾ ಇಟ್ಟಿಕೆಯನ್ನ ತಥಾ ವೃಷ್ಟಿಪದೇಶ ಅಸಂಭವ ಪುರುಷ ವಿಧಮತಿಕ ಏನ ವಧೀಯತೆ. ಅಲ್ಲ, ದೇವರು ಒಳಗಿದ್ದಾನೆ, ಅವ್ರ ಕೈಕಾರಗಳು ಏನೇನಿದೆ ಅಂತ ಹೇಳ್ತಾರೆ ಅಂತ ಕೇಳಿದರೆ ಎಲ್ಲ ಉಂಟು ದೇವರಿಗೆ. ಆದರೆ ಯಾವುದು ಕೂಡ ನಮ್ಮಂತೆ ಇಲ್ಲ. ಅದರಿಂದ ದೇವರಿಗೆ ರೂಪ ಇರೋದು ಹೌದು, ನಮ್ಮಿಂದ ಭಿನ್ನವಾಗಿರೋದು ಹೌದು ಅಂತ ಹೇಳಿ ತಿಳಿಸಿ. ಓ ಮತೇವ ತದೇವತ ಭೂತಂಜ. ಆದ್ದರಿಂದ ಇಲ್ಲಿ ಪ್ರಸಕ್ತರಾಗಿದ್ದು ವೈಶ್ವಾಧರನ ಅಗ್ನಿಯೂ ಅಲ್ಲ. ಭೂತ ಅಂದರೆ ಬೆಂಕಿ ಅಂತಕ್ಕಂಥ ಪಂಚಭೂತಗಳಲ್ಲಿ ಒಂದು ಕೂಡ ಅಲ್ಲ. ಮುಖ್ಯವಾಗಿ ಯಾರು ಪ್ರತಿಪಾದ್ಯರಾಗಿದ್ದಾರೆ? ಕೃಷ್ಣವೇ ಆಗಿದ್ದಾನೆ. ಆಗ ಪ್ರತ್ಯೇಕ ಬಂತು. ಈಗ ಅಗ್ನಾದಿ ಶಬ್ದಗಳೆಲ್ಲ ವಿಷ್ಣು ಭದ್ರಾದವರ ಜೊತೆಗೆ ಅಗ್ನಿ ಭದ್ರ ಹಿಡ್ತಾ ಹೋಗುತ್ತೆ. ನಿರ್ಣಯ ಹೇಗೆ ಮಾಡೋದು ಅಂತ ಕೇಳಿದರೆ, ಒಬ್ಬ ಸಾಕ್ಷಾತ್ ವಿರೋಧಂ ತೇಮಿ. ಓಂ ಅಗ್ನಿ ಶಬ್ದ ವಿಷ್ಣುವನ್ನು ಹೇಳುತ್ತೆ, ಅಗ್ನಿಯನ್ನು ಹೇಳುತ್ತೆ. ಇಲ್ಲಿ ಸ್ವಲ್ಪ ಹೇಳಿದ್ದನ್ನು ಬೆಳಗ್ಗೆ ನೋಡಿದ್ರಲ್ಲ ಹೆಚ್ಚಾಗಿದೆ. ಸಮಾಚಾರ ಸಾಧಕರೇ ಎಕ್ಸ್ಪ್ಲೇನ್ ಮಾಡಬೇಕು. ಅಗ್ನಿ ಶಬ್ದದಲ್ಲಿ ಓ ಅಭಿವ್ಯಕ್ತಿಯಲ್ಲಿ ಸಾಕ್ಷರ ಹಾವು. ಅಗ್ನಿಯನ್ನು ಅಗ್ನಿ ಅಂತ ಯಾಕೆ ಕರೀತಾರೆ? ಮುಖ್ಯವಾಗಿ ಅಗ್ನಿ ಅಂದರೆ ಯಾರು? ವಿಷ್ಣುವೇ. ಅಗ್ನಿ ಅಗ್ನಿ ಅಂತ ಯಾಕೆ ಕರೀತಾರೆ ಅಂದರೆ, ಅಭಿವ್ಯಕ್ತಿಯ ರೀತಿ ಆಶ್ಚರ್ಯ. ಪರಮಾತ್ಮ ತನ್ನ ಸುಡುವಿಕೆಯನ್ನು ಗುಣವನ್ನು ನಮಗೆ ಅಭಿವ್ಯಕ್ತಿಗೊಳಿಸ್ತಾನೆ, ಅದಕ್ಕೆ ಅಗ್ನಿ ಅಂತ ಕರೀತಾರೆ. ಅಷ್ಟೇ, ಯಾವ ಗುಣವನ್ನು ಎಲ್ಲಿ ಕಾಣುತ್ತೇವೋ ಆ ಹೆಸರು ಇಡುತ್ತೆ ನಾವು. ಓ ಮನುಸ್ಮೃತಿ ಹೇ ಬಾದರಿ ಹೀ ಓ. ಅಷ್ಟೇ ಇಲ್ಲ, ಅಗ್ನಿಯನ್ನು ನೋಡಿದಾಗ ಸುಡುವ ಗುಣ ಕಂಡಾಗ ವಿಷ್ಣು ಜ್ಞಾಪಕವಾಗ್ತಾರೆ, ಅದಕ್ಕೋಸ್ಕರವಾಗಿ ಅನುಸ್ಮೃತೆ ಹೇ ಬಾದರಿಗೆ ಅಂತ ಅವರು ಹೇಳ್ತಾರೆ. ಒಮ್ಮೆ ಸಂಪತ್ತೇ ದೇವಿನಿಗೆ ತಥಾ ಇದರತೆ ದೇವು ಅಷ್ಟೇ ಎಲ್ಲ. ಯಾವ್ಯಾವ ರೂಪವನ್ನು ಉಪಾಸನೆ ಮಾಡ್ತಾನೋ ಆಯಾ ರೂಪದ ಹತ್ರ ಉಪಾಸಕ ಹೋಗ್ತಾರೆ. ಆದ್ದರಿಂದ ಕೂಡ ಇಲ್ಲಿ ಅಗ್ನಿಶಬ್ದವಾಚ್ಯನಾದ ಅಗ್ನಿ ಭೂತಾಗ್ನಿ, ಅನಂತರ ಅಗ್ನಿ ದೇವತೆ, ಅನಂತರ ನಾರಾಯಣ, ಮುಖ್ಯವಾಗಿ ನಾರಾಯಣ ವಾಕ್ಯ ಉಳಿದವರ ವಾಕ್ಯರಾಗಲಿಕ್ಕೆ ಇದೇ ಕಾರಣ ಅಂತ ಹೇಳ್ತಾರೆ. ಓಂ ಆಮನಂತಿತೆ ಏನ ವಸ್ತಿ ಎಂದು ಓಂ, ಈ ಅಗ್ನಿಯೊಳಗೆ ನಿಂತು ಪರಮಾತ್ಮ ಎಲ್ಲವನ್ನು ಮಾಡುತ್ತಾನೆ ಅಂತ ಹೇಳಿದ್ರಿಂದ ನಿಂತು ಮಾಡತಕ್ಕಂಥ ಅಗ್ನಿ ನಾರಾಯಣ, ಅವನಿಂದ ಮಾಡಲ್ಪಡತಕ್ಕಂಥ ಅಗ್ನಿ ಈ ಅಗ್ನಿ. ಆದ್ದರಿಂದ ಪುಷ್ಟ ಕೊಡ್ತಕ್ಕಂಥ ಅಗ್ನಿ ಅಂದರೆ ಯಾರು? ಸಾಕ್ಷಾತ್ ನಾರಾಯಣನೇ ಹೊರತು ಇವರಲ್ಲ. ಇದರಲ್ಲಿ ಎಣ್ಣೆ ಪಾತ್ರದ ಮುಖ್ಯ ಅಂಶ ಏನು ಹೇಳಿದರು? ಲಿಂಗಾತ್ಮಕವಾದ ಶಬ್ದಗಳ ಸಮನ್ವಯ, ಅದ್ಯಂತ ಪ್ರಸಿದ್ಧವಾದ ಲಿಂಗಾತ್ಮಕ ಶಬ್ದಗಳು. ನಾಮಾತ್ಮಕ ಶಬ್ದಗಳು ಅಂದ್ರೇನು? ಬರೀ ಹೆಸರು ಕೇಳಿ ಡೌಟ್ ಬಂದರೆ ನಾಮಾತ್ಮಕ ಶಬ್ದ, ಅದರ ರಕ್ಷಣೆ ಕೇಳಿ ಡೌಟ್ ಬಂದರೆ ಲಿಂಗಾತ್ಮಕ ಶಬ್ದ. ಗೊತ್ತಾಯ್ತಾ? ಇಲ್ಲಿ ರವೀಂದ್ರ ಅದೃಶ್ಯತ್ತಾದಿ ಗುಣಗಳೆಲ್ಲ ವಿಷ್ಣುವಿಂದು ಅಂತ ಹೇಳಿದ್ರೆ ಬೇರೆಯವರಲ್ಲಿ ಯಾಕೆ ಬರಬಾರದು ಅಂತ ಕೇಳಿದರೆ ಬರೋದಿಲ್ಲ ಅಂತ ಹೇಳಿ. ಆಕಾಶಾದಿ ಶಬ್ದಗಳು ಹೇಳ್ತಾ ಇದ್ದ ವಿಷ್ಣು ಯಾತಕ್ಕಾಗಬೇಕು ಅಂದರೆ ಆ ಹೆಸರೆಲ್ಲ ವಿಷ್ಣುವಿಂದೇ ಅಂತ ಹೇಳಿ. ಹೆಸರಿನ ಸಮನ್ವಯ ಮಾಡಿದ್ದಕ್ಕೆ ನಾಮಾತ್ಮಕ, ಆ ಗುಣ ಸಮನ್ವಯ ಮಾಡಿದ್ದಕ್ಕೆ ಲಿಂಗಾತ್ಮಕ. ಜ್ಞಾಪಕ ಈ ಮೂರನೇ ಪಾತ್ರದೊಳಗೆ ಉಭಯತ್ರ ಪ್ರಸಿದ್ಧವಾದಂತಹ ಉಭಯವಿಧ ಶಬ್ದಗಳು ನಾಮಾತ್ಮಕ ಲಿಂಗಾತ್ಮಕ ಎರಡನ್ನೂ ಸಮನ್ವಯ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಯಾವುದು ಬಂತು? ದ್ಯೂ ಭೂ ಮೊದಲಾದ ಎಲ್ಲದಕ್ಕೂ ಕೂಡ ಆಧಾರ ಯಾರು? ದ್ಯೂ ಅಂದರೆ ಮೇಲಿನ ಲೋಕ, ಭೂ ಅಂದರೆ ಈ ಲೋಕ. ಲೋಕದಲ್ಲಿ ಆಧಾರ ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಯಾರೋ ಒಬ್ಬರು ಆಧಾರ ಅಂತ ಅನಿಸ್ತಾ ಇದೆಯಲ್ಲ ಅಂತ ಕೇಳಿದರೆ ಯಾರೋ ಒಬ್ಬರು ಆಧಾರ ಅಲ್ಲ, ಅಲ್ಲಿ ಸಶಬ್ದ ಆ ಶಬ್ದ ಇದೆ. ಆತ್ಮ ಅಂತ ಇದೆ. ಆತ್ಮ ಅನ್ನೋದು ದೇವರ ಸ್ಪೆಸಿಫಿಕ್ ನೇಮ್ ಅದು. ಅದಿರೋದ್ರಿಂದ ಅಲ್ಲಿರ್ತಕ್ಕಂಥ ಎಲ್ಲ ದ್ಯೂ ಭೂ ಮೊದಲಾದವುಗಳಿಗೆ ಆಧಾರಭೂತನಾದ ವ್ಯಕ್ತಿ ಅಂದರೆ ಯಾರು? ಸಾಕ್ಷಾತ್ ವಿಷ್ಣುವೇ ಹೊರತು ಬೇರೆ ಅಲ್ಲ. ಓ ಮುಕ್ತೋಪದೃಪ್ತೋಪದೇಶ ಆತ್ಮವು ಅಷ್ಟೇ ಇಲ್ಲ. ಈ ಆತ್ಮ ಎಂಥವನು ಅಂತ ಕೇಳಿದರೆ ಮುಕ್ತರಿಂದ ಹೊಂದಲ್ಪಡ್ತಾನೆ. ಮುಕ್ತರಿಂದ ಹೊಂದಲ್ಪಡಬೇಕೆಂಬುದು ಯಾರು? ಯಾರ ಲಕ್ಷಣ? ಮುಕ್ತರಿಂದ ಹೊಂದಲ್ಪಡಬೇಕು. ಫಸ್ಟ್ ಸ್ಟ್ಯಾಂಡ್ ಅಂದರೆ ಯಾವುದು? ಲಾಸ್ಟ್ ಆಫ್ ಆದ ಲಾಸ್ಟ್ ಆಫ್ ಆದ ಸ್ಟ್ಯಾಂಡ್ ಅಂತ ಕರೀತಾರೆ. ಉಳಿದ ದೇವತೆಗಳ ಮೇಲೆ ಹೋಗ್ತಾನೆ ಇರ್ತಾನೆ ಮುಂದೆ. ಮುಕ್ತನಾದ ಮೇಲೆ ದೇವರ ಸ್ಥಳದಲ್ಲಿ ಮುಕ್ತನಾಗಿರ್ತಾನೆ. ಸೊ ಮುಕ್ತೋಪಸೃಪ್ತನಾದ ಆತ್ಮ ಅಂದರೆ ಯಾರಾಗಬೇಕು? ವಿಷ್ಣುವೇ. ಬೇರೆ ಯಾರಾದರೂ ಸಾಧ್ಯ, ಅದು ಸೂಕ್ತ ಲಾಸ್ಟ್ ಆಫ್ ಇದೆ ಅಂತ ಹೇಳ್ತಾರಲ್ಲ ಆತನ. ಮೊದಲಾದರೆ ನೀವು ನಿದ್ದೆ ಹೊಡಿಬೋದು, ಲಾಸ್ಟ್ ಆಫ್ ಏನು ಮಾಡೋಕ್ಕಾಗಲ್ಲ. ಪರಮಾತ್ಮನ ಸ್ಥಳದ ಮೇಲೆ ಏನು ಮಾಡೋಕ್ಕಾಗಲ್ಲ. ಮುಕ್ತೋಪಸೃಪ್ತ ಅನ್ನೋ ಗುಣ ಎಂದಿರೋದು ವಿಷ್ಣುವಿಗೆ ಬೇರೆಯವರಿಗಲ್ಲ. ಅಲ್ರಿ ಈಗೆಲ್ಲ ಯಾಕೆ ಮಾಡೋದು ಬೇಡ? ಒಳಗೆ ರುದ್ರದೇವರಿದ್ದರೆ ಯಾಕೆ ತಿಳ್ಕೊಂಡ್ಬಿಡೋದಾಗ್ಬೋದು. ನಾ ಅನುಮಾನ ಅಸಶಬ್ದ ಆಗ್ಬೋದು. ಅನುಮಾನ ಕಲ್ಪಿತರಾದ ರುದ್ರದೇವರು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅಂದರೆ ಅಸಶಬ್ದ, ಅವನು ಹೇಳೋ ಶಬ್ದ ಆಗಲಿಲ್ಲ, ಅವರಿಗೆ ಅಪ್ಲೈ ಆಗಿ ಶಬ್ದ ಆಗಲಿಲ್ಲ. ರುದ್ರ ಅಂತಿಲ್ವ ದೇವ್ರ ಹೆಸರದು, ಅಂತಕ್ಕಂಥ ಅದು ದೇವ್ರ ಹೆಸರೇ. ಯಾವ್ದು ದೇವ್ರ ಹೆಸರಿರುತ್ತೆ ಅಂತ ಕೇಳಿದರೆ ಹೌದು, ಎಲ್ಲ ದೇವ್ರ ಹೆಸರುಗಳೇ. ದೇವರು ತನ್ನ ಹೆಸರು ಕೆಲವು ಕೊಟ್ಟ ತಿಳ್ಕೊಂಡಿದ್ದಾರಂತೆ. ಕೃತಿವಾಸ, ಪಿನಾಕಿ ಮೊದಲಾದ ಹೆಸರನ್ನ ಮಹತ್ವಕರ ಇದೆಲ್ಲ ದೇವರು ಏನು ಮಾಡಿದ? ರುದ್ರದೇವರಿಗೆ ಕೊಟ್ಟ. ಪದ್ಮ ಭೂಗುರಿತ್ಯ ಹೆಸರನ್ನ ಬ್ರಹ್ಮದೇವರಿಗೆ ಕೊಟ್ಟ. ಎಲ್ಲ ಹೆಸರು ದೇಶಕ್ಕೆ ಯಾರು? ವಿಷ್ಣುವಿದೆ. ಆದ್ದರಿಂದ ಇಲ್ಲಿ ಸಶಬ್ದ ಅಂದರೆ ವಿಷ್ಣುವಿಗೆ ಸ್ಪೆಸಿಫಿಕ್ ನೇಮ್ ಆಗಿರೋದು ಆತ್ಮ ಅದಿದೆ ಅಂತ ತಿಳಿಸಿ ವಿಶೇಷವಾದ ಅರ್ಥವನ್ನು ಹೇಳಿ. ಆಮೇಲೆ ಓ ಪ್ರಾಣಭೃತ್ಯ ಅದು ಅಲ್ರಿ ಪ್ರಾಣಧಾರಕತ್ವ ಅಂತಿದೆ. ಈ ಪ್ರಾಣಧಾರಕತ್ವ ಜೀವನಿಗಿದೆ ಅಲ್ಲ ವಾಯುದೇವರಿಗೆ? ವಿಷ್ಣುವಿಗೆ ಹೇಗೆ ಬರುತ್ತೆ ಅಂದರೆ, ಯಾರು ಹೇಳಿದರೆ ನಿಮಗೆ ಜೀವನಿಗೆ ಪ್ರಾಣಧಾರಕ ವಾಯು ಅಂತ ಅಂದರೆ ವಾಯುದೇವರಲ್ಲಿ ಇದ್ದು ಜೀವನಿಗೆ ಪ್ರಾಣದಾಯಕನೂ ವಿಷ್ಣು, ವಾಯುದೇವರ ಪ್ರಾಣಧಾರಕನೂ ವಿಷ್ಣು. ಅಂದರೆ ಪ್ರಾಣಧಾರಕತ್ವ ಅನ್ನೋದ್ರಿಂದ ಯಾರಿಗೆ ಬಂತು? ವಿಷ್ಣುವಿನಲ್ಲೇ ಪ್ರಾಣ ಅಂದ ಹೆಸರು ವಿಷ್ಣುವಿಗೆ ಬಂತು, ಪ್ರಾಣಧಾರಕತ್ವನು ವಿಷ್ಣುವಿಗೆ ಬಂತು. ಸೊ ನಾಮಾತ್ಮಕ ಲಿಂಗಾತ್ಮಕ ಎರಡು ಆಯಿತು. ಓಂ ಪ್ರಕರಣಾತ್ಮವು ಅಷ್ಟೇ ಭೇದ ಉಪದೇಶ ಆತ್ಮವು. ಸ್ವಾಮಿ ಎರಡನ್ನು ಒಬ್ಬರೇ ತಿಳ್ಕೊಂಬಿಡೋಣ ಅಂದರೆ ಮತ್ತೆ ಮತ್ತೆ ಭೇದ ಸೂತ್ರ ಬರ್ತಾನೆ ಇರ್ತದೆ. ಭೇದ ಉಪದೇಶ, ಭೇದ ಉಪದೇಶ ಅನ್ಯ, ಪೃಥಕ್ ಉಪದೇಶ, ಇವೆಲ್ಲ ಏನು ಹೇಳ್ತಾ ಇವೆ? ಜೀವೇಶ್ವರ ಭೇದವನ್ನು ಮತ್ತೆ 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 ಕನ್ಫರ್ಮ್ ಮಾಡ್ತಿದ್ದಾರೆ. ಆದ್ದರಿಂದ ಒಳಗಿರೋ ಜೀವನೇ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣ ನಾರಾಯಣ ಆಗಲ್ಲ ಅರ್ಥ ಮಾಡಬಾರ್ದು. ಅವರಿಬ್ಬರು ಬೇರೆ ಬೇರೆ, ದೇಹದಲ್ಲಿ ನಾವಿದ್ದರೂ ಕೂಡ ದೇಹ ಬೇರೆ ನಾವು ಬೇರೆ, ದೇಹದೊಳಗೆ ನಾವಿದ್ದರೂ ಕೂಡ ದೇಹ ಬೇರೆ ನಾವು ಬೇರೆ. ಅದೇ ರೀತಿಯೇ ದೇಹದೊಳಗೆ ಜೀವ ಇದ್ದಾನೆ, ಜೀವ ಬೇರೆ ದೇಹ ಬೇರೆ. ಆಮೇಲೆ ಜೀವನೊಳಗೆ ದೇವರಿದ್ದಾರೆ, ದೇವರು ಬೇರೆ ಜೀವ ಬೇರೆ. ಹಾಲೊಳಗೆ ಪಾತ್ರೆ ಇದೆ, ಪಾತ್ರೆಯೊಳಗೆ ಹಾಲಿದೆ. ಹಾಲು ಪಾತ್ರೆ ಒಂದೇ ಬೇರೆನಾ? ಒಂದೇ ಆಗಿದ್ದರೆ ಬರೀ ಪಾತ್ರೆ ಕಟ್ಬೋದಾಗಿದೆ. ಹಾಲು ಏನು ಯೋಚನೆ ಯಾರ ಡೈರಿಯೋ ಥರದ ಸ್ಥಿತಿನೇ ಇರಲಿಲ್ಲ. ಹೋಗ್ತಾನೆ, ಹಾಲು ಬೇರೆ ಪಾತ್ರೆ ಬೇರೆ. ಹಾಲು ಹಾಕಲು ಪಾತ್ರೆ ಬೇಕು ಅಂದ ಮಾತ್ರಕ್ಕೇ ಹಾಲೇ ಪಾತ್ರೆ ಅಲ್ಲ. ಅದೇ ರೀತಿಯಲ್ಲಿ ಭೇದ ಬೇಕಾದ್ರೆ ಕಾಲು ಇದಕ್ಕೂ ಅದಕ್ಕೆ ಹಾಲಿಗೂ ಪಾತ್ರೆಗೂ ಹೇಗೆ ಭೇದ ಇದೆಯೋ, ದೇವರಿಗೂ ಜೀವರಿಗೂ ಭೇದ ಇದೆ, ಜೀವರಿಗೂ ದೇಹಕ್ಕೂ ಭೇದ ಇದೆ. ಅವು ಪ್ರಕರಣ ಆಗ್ತವೆ ಅಷ್ಟೇ ಅಲ್ಲ. ಇಲ್ಲಿ ಬಂದಿರೋ ಪ್ರಕರಣ ಯಾರ್ದೋ ಬೇರು ಪ್ರಕರಣ ಬಾಂಡೆ ಓಂ ಸ್ಥಿತಿ ಕದನಾಥ ಅಂತಾವು. ಮತ್ತು ದೇವರ ಸ್ಥಿತಿನೇ ಬೇರೆ, ದೇವರ ತಿನ್ನ ರೀತಿನೇ ಬೇರೆ. ದಾಸುಕರ್ಣ ಸೈಜಾಸಕ, ದೇಹದಲ್ಲಿ ಜೀವ ಇದ್ದಾನೆ, ದೇವರು ಇದ್ದಾನೆ. ಜೀವ ಕರ್ಮಫಲವನ್ನು ಅನುಭವಿಸ್ತಾನೆ, ದೇವರು ಅನುಭವಿಸುತ್ತಿಲ್ಲ. ಅನುಭವಿಸಿದ ಜೀವ ಕುಗ್ಗುತ್ತಾನೆ, ಅನುಭವಿಸಿದ ದೇವರು ಮೇಲಿದ್ದಾನೆ. ಆದ್ದರಿಂದ ಸ್ಥಿತಿ ಮತ್ತು ಅದನ ಅವರ ಇರುವಿಕೆ ಅವ ತಿನ್ನುವಿಕೆ ಎಲ್ಲ ಡಿಫರೆಂಟ್ ಆದ್ದರಿಂದ ಜೀವನೇ ಬೇರೆ, ಪರಮಾತ್ಮನೇ ಬೇರೆ. ಓಂ ಭೂಮ ಸಂಪ್ರಸಾದ ಆರೋಗ್ಯೋಪದೇಶ ಆಗುವ ಅಲ್ರಿ. ವಾಯುದೇವರನ್ನ ಭೂಮ ಅಂತ ಕರೆದಿದ್ದಾರೆ, ಪೂರ್ಣ ಅಂತ ಕರೆದಿದ್ದಾರೆ. ಅನ್ನೆಲ್ಲ ಬಿಟ್ಟು ಹೇಗಾಗಿ ವಾಯುದೇವ ವಿಷ್ಣು ಯಾಕೆ ಆಗಬಾರ್ದು ಅದಕ್ಕೆ ಹೇಳ್ತಾರೆ. ವಾಯುದೇವರು ಪೂರ್ಣರ ಒಪ್ಪಣ, ಯಾರಿಗಿಂತ ಪೂರ್ಣರು? ಸರಸ್ವತಿ ಭಾರತಿಗಿಂತ ಪೂರ್ಣರಂತೆ. ಅಬ್ಜನ್ ಪೂರ್ಣತ್ವ, ರಿಲೇಟಿವ್ ಪೂರ್ಣತ್ವ. ಆದ್ರೆ ನಿಜ ಪೂರ್ಣತ್ವ ಇರೋದು ಯಾರಿಗೆ? ವಿಷ್ಣುವಿ. ಓಂ ಭೂಮ ಸಂಪ್ರಸಾದ ಅಧ್ಯುಪದೇಶ ಅಂದ್ರೆ ಉಳಿದವರ ಪೂರ್ಣತ್ವಕ್ಕೆ ಅದು ಅಬ್ಜನ್ ಸಂತರು ಉಪಯೋಗಿಸೋದಿಲ್ಲ. ದೇವರಿಗೆ ಪೂರ್ಣ ಅಂತ ಹೇಳಿದ್ರೆ ಅಬ್ಜನ್ ಉಪಯೋಗಿಸುತ್ತೆ. ದೇರ್ಫೋರ್ ಭೂಮ ಸಂಪ್ರಸಾದ ಅಧ್ಯುಪದೇಶ. ಇದರಿಂದ ಏನಾಯ್ತು ನಮಗೆ? ಈಗ ದೇವರ ಅತ್ಯಂತ ದೊಡ್ಡ ಲಕ್ಷಣದಲ್ಲಿ ಯಾವ್ದು ಸೇರಬೇಕು? ಭೂಮತ್ವ ಸೇರಿದೆ, ಪೂರ್ಣತ್ವ ಸೇರಿದೆ. ಪೂರ್ಣತ್ವ ಇಂದ ಹೋದರೆ ಅವನೆಂದೂ ದೇವರಲ್ಲ, ಪೂರ್ಣತ್ವ ಇಂದ ಹೋದರೆ ದೇವರಲ್ಲ. ಈ ಬಾಬಾಗಳು ಪೂರ್ಣತ್ವ ಪೂರ್ಣತ್ವ ಹೆಸರು ಕೂಡ ಅವರಿಗಿಲ್ಲ, ಅದರಿಂದ ಏನಲ್ಲ ಅವರಾದರೂ ಕೂಡ ಪೂರ್ಣ ಬೂದಿ ಪೂರ್ಣ ಚವರ್ತಿ ನೇನೇ ಮೈ ತುಂಬ ಬೂದಿ ಎತ್ಕೊಂಡಿರ್ತಾರೆ. ಅದು ಪೂರ್ಣತ್ವ ಕಾರಣ ಆಗೋದಿಲ್ಲ. ಎಂಥ ಪೂರ್ಣತ್ವ? ಸಕಲ ಗುಣ ಪೂರ್ಣತ್ವ ಇರಬೇಕು, ನಿರವಧಿಕವಾಗಿರುತ್ತೆ. ನಿರವಧಿಕ ಅಂದ್ರೇನು? ಅವರೇನು ಲಿಮಿಟ್, ಲಿಮಿಟ್ ಟೆಸ್ಟ್ ಇರುತ್ತೆ. ಇವತ್ತು ವಾಯುದೇವರಿಗೆ ಒಂದು ಲಿಮಿಟ್ ಇದೆ, ಎಷ್ಟೇ ಪೂರ್ಣ ಆದರೂ ಲಿಮಿಟ್ ಇದೆ, ಎಲ್ಲರಿಗೂ ಲಿಮಿಟ್ ಇದೆ, ದೇವರಿಗೆ ಲಿಮಿಟೇ ಇಲ್ಲ. ಅದು ವೈಶಿಷ್ಟ್ಯ. ಓಂ ಧರ್ಮೋಪಗತ್ಯ. ಓಂ ಮತ್ತೆ ಬರೀ ಭೂಮತ್ವ ಹೇಳಿಲ್ಲ ವಿಷ್ಣುವಿಗೆ, ಧರ್ಮಗಳನ್ನು ಹೇಳ್ತಾ ಇದ್ದ. ಯಾವ ಧರ್ಮಗಳು? ಸರ್ವಗತತ್ವಗಳನ್ನು ಹೇಳ್ತಾರೆ. ಅದು ಯಾರಿಗೂ ಇಲ್ಲ, ವಿಷ್ಣುವಿಗೆ ಮಾತ್ರ ಇದೆ. ಮುಂದೆ ಹೇಳ್ತಾರೆ, ಹಾಗೆ ಇನ್ನೊಂದು ಕಡೆ ಹೇಳ್ತಾರೆ, ಎಲ್ಲವನ್ನು ಕೂಡ ಧರಿಸಿದೆ ಅದು ಅಕ್ಷರ. ಮತ್ತು ವಿಷ್ಣು ಬೇರೆ ಆಗ್ತಲ್ಲ ಅಂತ ಕೇಳಿದರೆ ತಪ್ಪದು. ಅಕ್ಷರಂ ಅಂಬರಾಂತ ಧೃತೆಯೇ ಓ, ಆಕಾಶ ಮೊದಲಾದ ಎಲ್ಲವನ್ನೂ ಧರಿಸಿರೋ ಅಕ್ಷರ ಅಂತ ವಿಷ್ಣುವಿಗೆ ಹೊರತು ಬೇರೆ ಅಲ್ಲ. ಪಾಶ ಪ್ರಶಾಸನ, ಇದು ಧರಿಸಿರೋದ್ರೆ ಸುಮ್ಮನೆ ಹೊತ್ಕೊಂಡಿರೋದಲ್ಲ, ಪ್ರಶಾಸನ ಕಮ್ಯಾಂಡ್ ಮಾಡ್, ಕಮ್ಯಾಂಡ್ ಮಾಡ್ತಕ್ಕಂಥ ತಾರಕತ್ವ ಯಾರಿಗಿದೆ? ವಿಷ್ಣುವಿಗೆ ಮಾತ್ರ ಇದೆ. ಒಬ್ಬ ಅನ್ಯ ಭಾವ ಯಾವುದೇ ಯಾವು ಅಷ್ಟೇ ಇಲ್ಲ. ಅಸ್ಥೂಲ ಅನನವನ್ನು ಹೇಳ್ತಾ ಪ್ರಕೃತಿ ಬದಲಾದ ಯಾರಿಗೂ ಇಲ್ಲದೆ ಇರತಕ್ಕಂಥ ಗುಣಗಳು ದೇವರಲ್ಲಿ ಇದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಯೋಚನೆ ಇಲ್ಲ. ಇಷ್ಟೆಲ್ಲ ಹೇಳ್ತೀರಿ ವಿಷ್ಣು ಕಾರಣ ಅಂತ ಹೇಳ್ತೀರಿ, ಉಪನಿಷತ್ ಹೇಳ್ತಾ ಇದೆ ತದೇವ ಸೌಮ್ಯ ಇದಮಗ್ರ ಆಗಿ ಸತ್ಪದಾರ್ಥ ಮೊದಲಿಗಿತ್ತು, ಅದರಿಂದ ಏನು ಬಂತು? ಎಲ್ಲ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ನೀವು ವಿಷ್ಣುವ ಹೇಳ್ತೀರ ಅಂತ ಕೇಳಿದರೆ ಆ ಸತ್ ಅಂದ್ರೆ ಬೇರೆ ಅಲ್ಲಯ್ಯ, ವಿಷ್ಣುವಿಗೆ ಸತ್ ಅಂತ ಇನ್ನೊಂದು ಹೆಸರು ಇದೆ ಅಂತ. ಸತ್ ಅಂದರೆ ಜಕ್ಷನ್ ಎಕ್ಸಿಸ್ಟೆನ್ಸಿಂಗ್ ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂದರೆ ಈಕ್ಷತಿ ಕರ್ಮದ ಉಪದೇಶ ಅರ್ಥ. ಬರೀ ಸತ್ ಅಂತ ಹೇಳಿಲ್ಲ, ಅಲ್ಲಿ ಯೋಚನೆ ಮಾಡ್ತು ಅಂತ ಹೇಳ್ತಾರೆ. ಯಾವುದೋ ತಿಂಗ್ ಯೋಚನೆ ಮಾಡಿಬಿಡತ್ತ? ಯಾರು ಮಾಡಿರ್ಬೇಕಾದ್ರ? ದೇವರು ಮಾಡಬೇಕು, ಇದ್ರದ್ದು ಮಾಡೋ ಸಾಧ್ಯತೆ ಇಲ್ಲ. ಚೇತನ ಆಗಲೇಬೇಕು, ಆ ಸಾಮಾನ್ಯ ಚೇತನಕ್ಕಾಗೋದಿಲ್ಲ, ಪರಮ ಚೇತನೇ ಆಗಬೇಕು. ಆಗ ತೆಗೆದ ನೋಡ್ರಿ, ಒಂದು ದಹರಾಕಾಶ ಅಂತ ಇದೆ, ಅದರೊಳಗೊಬ್ಬರು ಇದ್ದಾನೆ, ಅವನು ತಿಳ್ಕೋಬೇಕು ಅಂತ ಹೇಳುತ್ತಲ್ಲ ವೇದ ಅಂತ ಕೇಳಿದರೆ. ದಹರೇ ಉತ್ತರೇಭ್ಯ, ಉತ್ತರೇಭ್ಯ ವಾಕ್ಯೇಭ್ಯ, ಮುಂದಿನ ವಾಕ್ಯ ನೋಡು. ದಹರದ ಆಕಾಶದ ಒಳಗಿರತಕ್ಕಂಥವನು ಯಾರು? ಇಷ್ಟು ವೇದ ರಕ್ಷಣೆ ನೋಡಿದ್ರೆ ಗೊತ್ತಾಗುತ್ತೆ. ಓಂ ಗತಿ ಶಬ್ದಾಭ್ಯಾಂ ತಥಾಗಿ ಪುಷ್ಟಂ ಲಿಂಗಂಜಾ. ಓಂ ಗತಿ, ಗತಿ ಶಬ್ದ ಅಂದರೆ ವೇದ ವಾಕ್ಯಗಳು ಅವೆಲ್ಲ ಕೂಡ ಏನು ಹೇಳ್ತಾ ಇದೆ? ಒಳಗಿರ್ತಕ್ಕಂಥ ದಹರ ಆಕಾಶದ ಒಳಗಿರ್ತಕ್ಕಂಥವನು ಯಾರು ಅಂದರೆ ಇಷ್ಟುವೇ ಅಂತ ಹೇಳ್ತಾ ಇದೆ. ಅಷ್ಟೇ ಇಲ್ಲ, ಓಂ ಮೃತೇಶ್ಯ ಮಹಿಮ್ನ ಅಸ್ಯ ಅಸ್ಮಿನ್ ಉಪಲಬ್ಧೇ. ಪರಮಾತ್ಮ ಎಲ್ಲವನ್ನು ಧರಿಸಿದ್ದಾನೆ, ಎಲ್ಲವನ್ನೂ ಧರಿಸಿರಬೇಕೇ ಎಂಬ ಗುಣ ಯಾರಲ್ಲಿದೆ? ವಿಷ್ಣುವಿನಲ್ಲಿದೆ. ಅದೃಷ್ಟಾಂತ ವಿಷ್ಣು ಕೂರ್ಮನಾಗಿ ಜಗತ್ತು ಹೊತ್ತಿದ್ದಾನೆ, ವರಾಹ ರೂಪದಿಂದ ಭೂಮಿಯನ್ನು ಹೊತ್ತಿದ್ದಾನೆ, ಮತ್ತು ವಾಯುದೇವರನ್ನ ಮತ್ತೆ ಹೊತ್ತಿದ್ದಾನೆ. ಈಗ ಎಲ್ಲ ಸರ್ವಧಾರಕತ್ವ ಎಂಬ ಗುಣ ಯಾರಲ್ಲಿದೆ? ವಿಷ್ಣುವಿನಲ್ಲಿದೆ. ಓಂ ಪ್ರತಿಷ್ಠೇಷ್ಯಾವು ಅಷ್ಟೇ ಅಲ್ಲ, ವಿಷ್ಣುವಿಗೆ ದಹರಾಕಾಶ ವಿಷ್ಣು ಇದ್ದಾರೆ ಅಂತ ಹೇಳೋದಕ್ಕೆ ಪ್ರಸಿದ್ಧಿ ಕೂಡ ಉಂಟು ವೇದಗಳು. ಓಂ ಇತರ ಪರಾಮರ್ಶಾ ಸಾಹಿತ್ಯತೆಯನ್ನ ಅಸಂಭವ ಆಗ್ತು ಅಲ್ರಿ. ಪರಜ್ಯೋತಿ ಉಪಸತ್ಯ ಅಂತ ಹೇಳಬೇಕಾದ್ರೆ ಅಲ್ಲಿ ಜ್ಯೋತಿಯನ್ನು ಹೊಂದಿದಾಗ ಮುಕ್ತರಾಗ್ತಾನೆ ಅಂತ ಹೇಳ್ತಾರಲ್ಲ ಅಂತ ಕೇಳಿದರೆ ಆ ಜ್ಯೋತಿ ಯಾರು? ವಿಷ್ಣುವೇ ಜ್ಯೋತಿ ಹೊರತು ಬೇರೆ ಅಲ್ಲ. ಅಸಂಭವ, ಬೇರೆಯವ್ರ ಶಕ್ತಿ ಇಲ್ಲ. ಓ ಉತ್ತರಾಕ್ಷೆ ಆವಿರ್ಭೂತ ಸ್ವರೂಪಸ್ತು ಓಂ ಅಲ್ಲ. ಈ ವಿಶೇಷವಾದ ಕ್ರೀಡಾದಿ ಗುಣಗಳನ್ನು ಜೀವರು ಹೇಳ್ತಾರಲ್ಲ ಅಂತ ಕೇಳಿದರೆ ಹೇಳ್ತಾರೆ, ಮುಕ್ತಿ ಬಂದ ಹೇಳ್ತಾರೆ. ಮೊದಲೇ ಹೇಳಿದ್ದಾರೆ ಅವರಿಗೆ, ಮೊದಲು ದುಃಖಪಟ್ಟವರೇ ಅವರು, ಮುಂದೆ ದುಃಖಪಡ್ತಾರಂತೆ. ಆದ್ದರಿಂದ ಸರ್ವಕಾಲಕ್ಕೂ ಸುಖಯವಾಗಿರಬೇಕು ಎಂಬುದು ಯಾರ ಲಕ್ಷಣ? ದೇವರ ಲಕ್ಷಣ. ಓ ಮನ್ಯಾರ್ಥಸ್ಯ ಪರಾಮರ್ಶ ಓಂ ಅಲ್ಲ. ಹಾಗಿದ್ರೆ ಪರಮಾತ್ಮನ ವಿಚಾರ ಇಲ್ಲಿ ಬಂದಿದೆ ಅಂತ ಯಾಕೆ ಹೇಳಬೇಕು ಅಂದರೆ, ಜೀವನಕ್ಕೆ ಸದ್ಯತೆ ಕೊಡ್ತಕ್ಕಂಥ ವಿಚಾರ ಬಂದಾಗ ಎಲ್ಲ ವಿಚಾರವನ್ನು ಯಾಕೆ ಕೇಳ್ತಾರೆ? ದೇವರನ್ನು ಸರ್ವೋತ್ತಮ ಅಂತ ಹೇಳಿದ್ರೆ ಅಪ್ಲೈ ಮಾಡೋದಕ್ಕೆ ಹೇಳ್ತಾರೆ ಹೊರತು ಬೇರೆ ಅಲ್ಲ. ಬಾಹ್ಯಾಕಾಶ ಬಹಳ ಚಿಕ್ಕದು, ಅಲ್ಲಿ ದೇವರು ಹೇಗಿರ್ತಾನೆ ಅಂತ ಕೇಳಿದರೆ ಮಲ್ಪಶ್ರಿಕೆ ರೀತಿ ತದುಕ್ತಂ ಇಂದ ಹೇಳಿದ್ದೆ, ವ್ಯೋಮವತ್ ಅಂತ ಹೇಳಿದ್ದೇವೆ ತದುಕ್ತಂ, ಅದು ಅಪ್ಲೈ ಮಾಡ್ತೇನೆ. ಈ ರೀತಿ ಯಾಕೆ ರಿಪೀಟ್ ಮಾಡಿರೋದು ಅಂದರೆ, ಎಷ್ಟೋ ಕಡೆ ಹೇಳಿದ ವಿಷಯನ ಇನ್ನೊಂದು ಕಡೆ ಬಂದಾಗ ಅಪ್ಲೈ ಮಾಡ್ಕೋಬೇಕು ಅಂತ. ಅದು ಅಲ್ಲಿಗೆ ಬಿಡಬಾರ್ದು, ಅಪ್ಲಿಕೇಶನ್ ಅನ್ನು ಯಾವಾಗಲೂ ಇರಬೇಕು. ಸೈನ್ಸ್ ಯಾರು ಡೆವಲಪ್ ಆಯಿತು? ಅಪ್ಲೈ ಮಾಡ್ತಾ ಮಾಡ್ತಾ ಹೋಗಿದ್ದು ಇದು ವಂಡ್ರಫುಲ್ ಇರ್ಬೋದು, ಟೆಕ್ನಾಲಜಿ ಡೆವಲಪ್ ಆಗಿದೆ, ಗೊತ್ತಾಯ್ತಾ? ಹಾಗೆ ಸೈನ್ಸ್ ಥಿಯರಿ ಇಟ್ಕೊಂಡ್ರೆ ಏನು ಉಪಯೋಗ ಆಗ್ತಿರಲಿಲ್ಲ. ಸೈನ್ಸ್ ಹಾಗೆ ಥಿಯರಿ ಇಟ್ಟಿದ್ರೆ ಇವತ್ತೆಲ್ಲ ಕತ್ತಲೇ ಕೂತಿರ್ತೀವಿ. ಆದ್ರೆ ಸೈನ್ಸ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಏನಾಯಿತು? ವಂಡ್ರಫುಲ್ ಟೆಕ್ನಾಲಜಿ ಬಂದು. ಅದೇ ರೀತಿ ಫಿಲಾಸಫಿ ನಾವು ಸುಖ ಇಟ್ಕೊಂಡು ಏನು ಕೆಲಸಕ್ಕೆ ಬರೋದ್ರೆ ಏನಾಗಿರ್ತದೋ ಅಪ್ಲೈ ಮಾಡಬೇಕು. ಅಪ್ಲಿಕೇಶನ್ನ ಫಿಲಾಸಫಿ ಅಂದ್ರೆ ಏನು? ತಂತ್ರಶಾಸ್ತ್ರ. ತಂತ್ರಶಾಸ್ತ್ರ ಅಂದ್ರೆ ಏನು? ಸಂಧ್ಯಾವನ್ನೆ, ದೇವ್ರ ಪೂಜೆ, ವ್ರತ, ಉಪವಾಸ, ಜಪ ಎಲ್ಲ ಏನಾಗೋ ಅಪ್ಲಿಕೇಶನ್ ಅವಾಗ ಉಪಯೋಗ, ಗೊತ್ತಾಯ್ತಾ? ಅವಾಗ ಉಪಯೋಗ ಉಪಯೋಗ ಬರಲಿಲ್ಲ. ಯಾರ ಕೇಳಿ ಆಮೇಲೆ ವಿಷಯ ಕೇಳೋ ಕೊಡ್ತಾರೆ ಹೇಳಿ, ಒಂದ್ಸರಿ ಕೇಳಿದಾಗ ಕೊಡಲಿಲ್ಲ, ಬಂದ್ಬಿಟ್ಟ ಒಂದ್ಸರಿ ಕೇಳ್ಕೊಡ್ಲಿಲ್ಲ, 20 ಕೇಳು ಅಮ್ಮ ತಾಯಿ ಅಮ್ಮ ತಾಯಿ ಏನು ಕೊಡ್ತಾರೆ ಅಂತ ಮೊದಲೇ ಶುರು ಮಾಡಲ್ಲ. ಒಂದಿಷ್ಟು ಹಾಕಿ ಜಪ ಅಂತ ಒಂದ್ಸರಿ ನಮೋ ನಾರಾಯಣ ನಮೋ ನಾರಾಯಣ ನಮೋ ಹೇಳ್ತಾನೆ ಇರ್ಬೋದು, ದೇವ್ರು ಏನು ಮಾಡ್ತಾನಾಗ ಕೊಟ್ಟು ಕೊಡ್ತಾ. ಒಂದ್ಸರಿ ಹೇಳಿದ್ರೆ ನಾಮ ರಿಪೀಟ್ ಮಾಡಿದ್ರೆ ಜಪ, ಅರ್ಥ ಆಯ್ತಾ? ಒಂದ್ಸರಿ ಹೇಳಿದ್ರೆ ನಾಮ ರಿಪೀಟ್ ಮಾಡಿದ್ರೆ ಜಪ, ಚಿಂತನೆ ಮಾಡಿದ್ರೆ ಧ್ಯಾನ, ಮತ್ತು ಕಟ್ಟರೆ ದರ್ಶನ. ಅನೇಕ ಶಕ್ತಿ ಇದೆ ಅದಕ್ಕೆಲ್ಲ ಕೂಡ. ಅದು ಅದರಂತೆ ತಂತ್ರಶಾಸ್ತ್ರ ಅಂದ್ರೆ ಅದು ತಂತ್ರಶಾಸ್ತ್ರ ಬಿಟ್ಬಿಟ್ಟಿದೆ ಪೂರ್ತಿ. ಇವತ್ತು ಯಾವ ಮತಾಚಾರ ತಂತ್ರಶಾಸ್ತ್ರದ ಬಗ್ಗೆ ಹೇಳಿದ್ರು? ಮತಾಚಾರದ್ದೇ ಬರುತ್ತೆ ತಂತ್ರಸಾರ ಸಂಗ್ರಹ. ಈ ಮಂತ್ರ ಹೇಳಿ ಹೀಗಾಗುತ್ತೆ ಅಂತ ಹೇಳಿ, ವೇದವ್ಯಾಸ ಮಂತ್ರ ಹೇಳಿ ಭಾರಿ ದೊಡ್ಡ ಬೃಹಸ್ಪತಿ ಆಗಿಬಿಡ್ತಾರೆ ಅಂತ ಹೇಳಿ. ವ್ಯಾಖ್ಯಾನ ವ್ಯಾಖ್ಯಾ ಸರ್ವವಿಜ್ಞಾನ ಕವಿತಾದಿ ಗುಣಪ್ರದ, ವ್ಯಾಖ್ಯಾನ ಶಕ್ತಿ, ಕಾವ್ಯಗಳ ಶಕ್ತಿ, ಬೇರೇನು ಬೇಕು ನಿಮಗೆ ಎಲ್ಲ ವೇದವ್ಯಾಸ ಮಂತ್ರ ಹೇಳಿದ್ರೆ ಬರುತ್ತೆ ಅಂತ. ವ್ಯಾಮ್ ವೇದವ್ಯಾಸಾಯ ನಮಃ, ವ್ಯಾಮ್ ವೇದವ್ಯಾಸಾಯ ನಮಃ ಹೇಳ್ತಾ ಇರ್ಬೇಕಲ್ಲ. ಒಂದ್ಸತಿ ಹೇಳಿದ್ರಲ್ಲ ಆಗ ಏನಾಗುತ್ತಾಗ ಬಂದುಬಿಡುತ್ತೆ. ಬಟ್ಟೆ ಒಗೆಯಂತೆ ಒಂದ್ಸತಿ ಅಂತ ಬರೋದಿಲ್ಲ, ಪಟ 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 ಒಗೆದಾಗ ಏನಾಗುತ್ತೆ ಪಡೆಬಿಡುತ್ತೆ. 5-6 ಒಗೆದಾಗ ರಿಪೀಟ್ ಮಾಡಿದಾಗ ಹೇಗಾಗುತ್ತೆ? ಸ್ವಲ್ಪ ಪಡೆಗೇನೆ 5-6 ತೆಗಿಬೇಕು. ಅನಂತ ಜನ್ಮದ ಪಡೆಗಳು ನಮ್ಗೆ ಏನು ಮಾಡಬೇಕಾಗ ಸರಿಗಟ್ಟೆಗೆ ಕೇಳು, ಕೇಳಿದ್ದೇ ಕೇಳು, ಬಡ ಬಡ ಒಗಿತಾರೆ ಇರ್ಬೇಕು. ಅವಾಗ ಏನಾಗುತ್ತೆ? ಆವೃತ್ತಿ ಹಠಕರ ಉಪದೇಶ, ಎಲ್ಲ ಪಡೆ ಹೋಗಿಬಿಡುತ್ತೆ. ನಾವು ತುಂಬ ದಿನ ಸತ್ಯ ಏನು ಮಾಡ್ತೇವೆ? ದೇವ್ರ ಧ್ಯಾನ ಮಾಡಿ ಒಳ್ಳೆದಾಗುತ್ತೆ, ಮಾಡಿಬಿಟ್ಟು ಎಲ್ಲಿ ಒಳ್ಳೆದ ಆಯ್ತು ಅಂತ ಕೇಳ್ತಾರೆ. ಹೇಳ್ಬೇಕು ಧ್ಯಾನ ಅಂದ್ರೆ ಏನು, ಮಾಡಿದ್ಯಾ ಅಂತ ಹೇಳಿದ್ರು, ಜಪ ಮಾಡಿದ್ಯಾ? ಪುರಸ್ಕರಣೆ ಬೇರೆ, ವಾಯುಸ್ತುತಿ ಬೇರೆ. ಬರಿ ವಾಯುಸ್ತುತಿ ಆದ್ರೆ ಸ್ತೋತ್ರ ಆಯ್ತು, ಪುರಸ್ಕರಣೆ ಮಾಡಿದ್ರೆ ಸ್ಥಿತಿ ಬೇರೆ. ಅರ್ಥ ಆಯ್ತಾ? ಇವೆಲ್ಲ ಅರ್ಥ ಗೊತ್ತಿದ್ರೆ ಟೆಕ್ನಾಲಜಿ ಅಂತ ಕರೀತಾರೆ. ಫಿಲಾಸಫಿಕಲ್ ಟೆಕ್ನಾಲಜಿ ಅಂದ್ರೆ ಒಂದೇ ತಂತ್ರಶಾಸ್ತ್ರ ಅಂದ್ರೆ ನಮ್ಮಲ್ಲಿ ಆಗಿರೋ ದೊಡ್ಡ ದೋಷ ಅಂದ್ರೆ ಮತ್ತು ರಾಯರು ಆಗಿರೋ ಯಾತಕ್ಕೆ ಭಾರಿ ದೊಡ್ಡವರಾಗಿದ್ದಾರೆ ಅಂದರೆ ಎಲ್ಲ ಅನುಷ್ಠಾನ ಸಂದೇಶದಿಂದ ದೊಡ್ಡವರಾಗಿದೆ. ಈ ಕೇಳೋದು ಬಿಡೋದು ಆಗಬಾರ್ದು, ಕೇಳಿದ್ದೆಲ್ಲ ತಿಳ್ಕೊಳ್ಬೇಕು, ತಿಳ್ಕೊಂಡಿದ್ದೆಲ್ಲ ಅಪ್ಲೈ ಮಾಡಬೇಕು, ಅವಾಗ ಒಳ್ಳೆ ವಂಡ್ರಫುಲ್ ಸಿಗುತ್ತೆ. ಅದು ನಿಜವಾದ ಅರ್ಥದಲ್ಲಿ ಶಾಸ್ತ್ರ. ಅದಕ್ಕಾಗಿ ಇತರ ಅನ್ಯ ಅರ್ಥ ಅಲ್ಪ ಶ್ರದ್ಧೆಯ ರೀತಿ ಚೇತನ ದೇವರು ಹೃದಯ ಕಾಸೆ ಬಹಳ ಸಿಕ್ಕಿದೆ ಯಾತಕ್ಕಿದ್ದಾರೆ ಅಂದರೆ ದೇವರಿಗೆ ಹೇಳಿದ್ದೇವೆ ಈಗಾಗಲೇ ಅಪ್ಲೈ ಮಾಡಿಕೊಂಡು ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಸತ್ಯ ಬಂತು, ಅನುಕೃತಿಯ ಸತ್ಯ. ನೀವು ಹೇಳಿದ್ದೀರಿ ಪರಮಾತ್ಮ ಎಲ್ಲವನ್ನು ಬೆಳಗ್ತಾನೆ ಅಂತೇಳಿ, ಸೂರ್ಯನ ಬೆಳಗ್ತಾನಲ್ಲ ಅಂತ ಕೇಳಿದರೆ, ಸೂರ್ಯ ಬೆಳಗ್ತಾನೆ ಪರಮಾತ್ಮ ಒಳಗಿದ್ದು ಬೆಳಗಿದ್ರೆ ಬೆಳಗ್ತಾನೆ ಅಂತೆ. ಏನು ಬೆಳಗ್ತಾನೆ ಅಂತ ಹೋದರೆ ಅದು ಬಲ್ಬ್ಗೆ ಬೆಳಕೊಡೋ ಶಕ್ತಿ ಇದ್ದಿದ್ರೆ ಅವರು ಕರೆಂಟ್ ಹಾಕಿಕೊಳ್ಳೋ ಕಾರಣ ಇದ್ದಿಲ್ಲ, ಎಲ್ಲ ಬಲ್ಬ್ ಹಾಕಿದ್ರೆ ಮುಗಿಸ್ತಿತ್ತಂತೆ. ಕರೆಂಟ್ ಬೆಳಕು ಬೆಳಕೊಡೋ ಶಕ್ತಿ ದೀಪಕ್ಕೆ ಯಾವಾಗ ಬಂತು? ಕರೆಂಟ್ ಫ್ಲೋ ಆದ, ಅರ್ಥ ಆಯ್ತಾ? ನಮಗೆ ಕರೆಂಟ್ ಕಾಣೋದಿಲ್ಲ, ಬೆಳಗ್ಗೆ ದೀಪ ಕಾಣಿಸ್ತಂತೆ. ಆಶ್ಚರ್ಯ, ಕರೆಂಟ್ ಕಾಣೋದಿಲ್ಲ, ದೀಪ ಕಾಣುತ್ತೆ. ನಿಮಗೆ ಸೂರ್ಯ ಕಾಣ್ತಾರೆ, ದೇವರೇ ಕಾಣೋದಿಲ್ಲ. ಸೂರ್ಯ ಬಲ್ಪು, ದೇವರು ಕರೆಂಟ್ ಬೆಳಗಿದೆ, ಗೊತ್ತಾಯ್ತಾ? ದೇವರು ಯಾವಾಗ ತೆಗೆದುಬಿಡ್ತಾರೆ ಸೂರ್ಯ ಆಫ್ ಆಗುತ್ತೆ, ಗೊತ್ತಾಯ್ತಾ? ನಮ್ಗೆ ಸೂರ್ಯಮಂಡಲ ನೋಡಿ ನಾವು ಹೇಗೆ ಅರ್ಥ ಮಾಡ್ಕೊಬಿಟ್ಟು ಬಲ್ಪ್ ಮಾಡ್ಕೊಬಿಟ್ಟು ಆಯ್ತು. ಬಲ್ಪ್ ಸೂರ್ಯಮಂಡಲದಲ್ಲಿರೋ ಸಂದರ್ಭ ವ್ಯತ್ಯಾಸನೇ ಬಿಡುತ್ತೆ. ಆ ದೃಷ್ಟಿಯಿಂದ ನಮಗೆ ಬಲ್ಪ್ ಬೇಕೋ ಸೂರ್ಯ ಬೇಕು ಕರೆಂಟ್ ಬೇಕೋ ಎರಡು ಬೇಕು. ಅದು ಬೇಸಿಕಲಿ ಕರೆಂಟ್ ಇದೆ, ಇಲ್ಲ ಹೋದ್ರೆ ಬೇರೆ ಉಪಯೋಗ ಇಲ್ಲ. ಕರೆಂಟ್ ಇಲ್ಲದ ಹೋದ್ರೆ ಎಷ್ಟು ದೀಪ ಆಗ್ತದೆ ಉಪಯೋಗ ಇಲ್ಲ. ಅದನ್ನ ಅರ್ಥ ಮಾಡಿಕೊಂಡು ಅನುಕೃತಿ ಅಂದರೆ ಬೇರೆ, ಕೃತಿ ಬೇರೆ. ದೇವರದ್ದು ಕೃತಿ, ಇಲ್ಲದವ್ರ ಅನುಕೃತಿ. ಅನುಕೃತಿ ಅಂದ್ರೇನು? ಜಸ್ಟ್ ಇಮಿಟೇಷನ್, ಜಸ್ಟ್ ಡಿಪೆಂಡ್ ಆನ್. ಆದರೆ ದೇವರು ಹಾಗಲ್ಲ, ಸ್ವಯಂ ಪ್ರಕಾಶನಾಗಿದ್ದಾರೆ. ಓಂ ಅಪಿ ಸ್ಪರ್ಯತೆ ಓಂ, ಏನ ಹೇಳ್ತೀರಿ ಅಂದರೆ ನೋಡಿ, ಯದಾದಿತ್ಯ ಕಥಂ ತೇಜ ಜಗದ್ಭಾಸ ಇದೆ ಗೆಲಂ ಸ್ಪರ್ಯತೆ, ಕೃತಿಯಲ್ಲಿ ಬಂದಿದೆ ನೋಡಿ. ಆಮೇಲೆ ಹೇಳ್ತಾರೆ ಓಂ ವಾಮನ ಶಬ್ದ ಇದೆಯಲ್ಲ, ಏನು ಮಾಡ್ತೀರಿ ಈಗ ಕರ್ಮ ಪ್ರಶಸ್ತಿನೊಳಗೆ ಏನಂತ ಬಂತಾರೆ? ಊರ್ಧ್ವ ಪ್ರಾಣ ಮುನ್ನಯತಿ ಅಪಾರಂ ಸತ್ಯಗತಿ ಮಧ್ಯೆ ವಾಮನ ವಾಸೀನಂ ವಿಶ್ವೇದೇವ ಉಪಾಸತೆ ಅಂತ ಹೇಳಿದ್ದಾರಲ್ಲ. ಬೇರೆ ಪ್ರಾಣ ಈ ಕಡೆಗೆ ಅಪಾನ ಮಧ್ಯವು ವಾಮನ ಕೂತಿದ್ದಾನೆ ಅವನು ಉಪಾಸನೆ ಮಾಡಿ ಹೇಳ್ತಾರಲ್ಲ ಅಂದ್ರೆ ಶಬ್ದಾದೇವ ಪ್ರಮಿತ ವಾಮನ ಶಬ್ದನೇ ಹೇಳ್ತಾರಯ್ಯ ನಾರಾಯಣ ಅಂತ ವಾಮನ ಶಬ್ದನೇ ಏನು ಹೇಳ್ತಾ ಇರ್ತದೆ ವೆರಿ ವರ್ಡ್ ಡಿನೋಟ್ ಸ್ಪಾಟ್ ವಾಮನ ಶಬ್ದಕ್ಕೆ ಬೇರೆ ಅರ್ಥನೆ ಮಾಡಬೇಕಾಗಿಲ್ಲ ಡೈರೆಕ್ಟ್ ವಿಷ್ಣು ಅಂತ ಅರ್ಥ ಆಗಿದೆ ಆಗ ಹೇಳಿದ್ರು ಸ್ವಾಮಿ ವಾಮನ ಆಗೋದಿಲ್ಲ ನಾರಾಯಣ ಆಗೋದಿಲ್ಲ ಅಲ್ಲೇನು ಹೇಳ್ತಾರೆ ಅಂಗುಷ್ಟ ಪ್ರಮಾಣಕ್ಕಾಗಿದ್ದಾನೆ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಅಂಗುಷ್ಟ ಪ್ರಮಾಣಕ್ಕಾಗಿ ಯಾತಕ್ಕೆ ಹೇಳಿದ್ರು ಅಂದ್ರೆ ನಮ್ಮ ದೇಹ ಅದರೊಳಗೆ ದೇವರಿದ್ದಾನೆ ಯಾತಕ್ಕೆ ಅಂದ್ರೆ ದೇಹದೊಳಗೆ ಹೃದಯ ಅಂಗುಷ್ಟ ಪ್ರಮಾಣ ಹೃದಯ ಇದೆ ಅದರೊಳಗೆ ದೇವರಿದ್ದಾರೆ ಇದು ಮನುಷ್ಯರಿಗೆ ಉಪಾಸನೆ ಹೇಳ್ತಾ ಇದ್ದ ಮನುಷ್ಯರಿಗೆ ಹೇಳಿದ ಉಪಾಸನೆ ಕ್ರಮ ಆದ್ದರಿಂದ ಅಂಗುಷ್ಟ ಪ್ರಮಾಣಕ್ಕೆ ಅಂತ ಹೇಳಿದ್ರೆ ದೇವ್ರ ಲಿಮಿಟೇಷನ್ ಅಲ್ಲ ಇದು ಧ್ಯಾನದ ಒಂದು ಮುಖ ಆಗ್ತದೆ ಅದು ತತ್ತಿರ್ಕೋಬೇಡಿ ಅಂತ ಹೇಳಿ ಆ ಇನ್ನೊಂದು ಪ್ರಶ್ನೆ ಬಂತು ಸ್ವಾಮಿ ಬೇರೆ ವಿಷಯ ಕೇಳ್ತೇವೆ ಅಂತ ಹೇಳಿ ಏನು ಅಂದ್ರೆ ದೇವತೆಗಳಿಗೆ ವಿದ್ಯಾಧಿಕಾರ ಇದೆ ಅವರು ದೇವತೆಗಳ ಆದಮೇಲೆ ಅಧಿಕಾರ ಇದೆಯಲ್ಲೋ ಅಂತ ಕೇಳಿದರೆ ಅದು ಬೇರೆ ವ್ಯಾಪಾರ ಹೇಳ್ತಾರೆ ದೇವತೆಗಳ ಆದಮೇಲೂ ಕೂಡ ಅವರಿಗೇನಿದೆ ಮಂತ್ರವಿದ್ಯಾ ಅಧಿಕಾರ ಇದೆ ಹೇಳಬೇಕು ಅಂತ ವಿರೋಧ ಕರ್ಮನೀತಿಯನ್ನ ಅನೇಕ ಪ್ರತಿಪತ್ತಿ ಎಂದರ್ಥನ ಸ್ವಾಮಿ ದೇವತೆಗಳ ಪದವಿ ಬರ್ತಾರೆ ಅಂತ ಹೇಳಿದ್ರಿ ಅದು ಬರೋದಕ್ಕಿಂತ ಮುಂಚೆ ನಮ್ಮ ಮಾಡ್ತಕ್ಕಂಥ ಕರ್ಮಗಳಿಗೆ ಏನರ್ಥ ಅಂತ ಕೇಳಿದರೆ ಇನ್ನೊಬ್ಬ ದೇವತೆ ಇರ್ತಾರೆ ಆ ಹೆಸರಿನವರು ಯಾರು ಇರ್ತಾರೆ ಇನ್ನೊಬ್ಬರ ವಿದ್ಯೆ ಇರ್ತಾರೆ ಸತ್ಯಯಿತಿಯನ್ನ ಅಥವಾ ಪ್ರಭವ ಪ್ರತ್ಯಕ್ಷಾನುಮಾನ ಜ್ಞಾನ ಸ್ವಾಮಿ ವೇದಗಳು ವೇದ ಸೂರ್ಯ ಚಂದ್ರ ಎಲ್ಲ ಹೇಳ್ತಾ ಇದ್ದಾರೆ ಅವ್ರು ಯಾವಾಗಲಿಂದ ಹೋದ್ರೆ ವೇದವಾಗಿ ವ್ಯರ್ಥ ಬರೆಯುತ್ತೆ ಬರುತ್ತೆ ಅಂದರೆ ಬರೋದಿಲ್ಲ ಯಾರಾದ್ರೂ ಒಬ್ಬರು ಏನಾಗಿರ್ತಾರಲ್ಲಿ ಯಾವಾಗಲೂ ಕೂಡ ಇಂದ್ರಾದಿ ಪದವಿ ನಿರ್ತಾರ ಆದ್ದರಿಂದ ದೋಷ ಇಲ್ಲ ಓಂ ಅತಯೇವತೆ ನಿತ್ಯತ್ವಮ್ಮು ದೇವತೆಗಳು ಪ್ರವಾಹತ ನಿತ್ಯ ವೇದಗಳು ಸದಾ ನಿತ್ಯ ಆದ್ದರಿಂದಾನೆ ವೇದವಾಕ್ಯಗಳಿಗೆ ಎಂದೂ ಕೂಡ ವಿರೋಧ ಬರೋದಿಲ್ಲ ಇನ್ನೊಂದು ಪ್ರಶ್ನೆ ಬಂತು ದೇವತೆಗಳು ಒಬ್ಬರು ಒಬ್ಬರು ಬರ್ತಾರೆ ಅಂತ ಹೇಳಿದ್ರಲ್ಲ ಅವ್ರ ಕೆಪಾಸಿಟಿ ವೇರಿ ಆಗಿರುತ್ತೆ ಅಂತ ಕೇಳಿದರೆ ಇಲ್ಲ ಸಮಾನ ನಾಮರೂಪತ್ವ ಅವ್ರಿಗೇನಿರುತ್ತೆ ಪ್ರತಿಯೊಬ್ಬ ದೇವತೆಗೂ ಕೂಡ ಸಿಮಿಲರ್ ರೂಪ ಇರುತ್ತೆ ಸಿಮಿಲರ್ ಕೆಪಾಸಿಟಿ ಇರುತ್ತೆ ಆದ್ದರಿಂದ ಹೇಳ್ತಕ್ಕಂಥ ಮಂತ್ರಗಳು ಏನಾಗೋದಿಲ್ಲ ವ್ಯರ್ಥವಾಗದೇ ಇಲ್ಲ ಇದಕ್ಕೆ ದರ್ಶನ ಕೃತೇಶ್ಯ ವೇದವಾಗಿಗಳು ಹಾಗೆ ಇದೆ ಕೃತಿಗಳು ಹಾಗೆ ಇದೆ ಆಗಿಲ್ಲದ ಸತ್ಯಗಳು ಮಂತ್ರಾದಿಗಳು ಅಸಂಭವ ಅನಧಿಕಾರಿ ಈಗ ದೇವರುಗಳಿದ್ದಾರೆ ಮಧು ವಿದ್ಯೆ ಮೊದಲಾದ ವಿದ್ಯೆಗಳನ್ನು ಉಪಾಸನೆ ಮಾಡಿದಾಗ ದೇವತೆಗಳು ಒಂದೊಂದು ಪದವಿಯನ್ನು ಪಡೀತಾರೆ ಅಂತ ಹೇಳ್ತಾರೆ ಪದವಿ ಪಡೆದಾದ ಮೇಲೆ ಆ ವಿದ್ಯೆಯಲ್ಲಿ ಅಧಿಕಾರ ಇದೆಯಲ್ಲೋ ಅಂತ ಪ್ರಶ್ನೆ ಜಮೀನರು ಹೇಳ್ತಾರೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಆದರೆ ಬೇರೆ ವ್ಯಾಪಾರ ಹೇಳ್ತಾ ಇರೋದಕ್ಕೆ ಪಾವಂತು ಬಾದರಾಯರು ಅತಿ ನೀವು ಬೇರೆ ಅಧಿಕಾರ ಇದೆ ಅಂತ ಹೇಳ್ತಾರೆ ಇವರು ವಿರೋಧ ಬಂತಲ್ಲ ಅಂದರೆ ವಿರೋಧ ಬರಲಿಲ್ಲ ಜಮೀನರು ಹೇಳಿದ್ದು ಯಾವುದಕ್ಕೋಸ್ಕರ ಆ ಪದವಿಗೋಸ್ಕರ ಮಾಡೋದಾದ್ರೆ ಸಾಕು ಮಾಡಬೇಡ ಅಂತ ಹೇಳ್ತಾರೆ ವೇದವ್ಯಾಸರು ಯಾಕಕ್ಕೆ ಇದೆ ಅಂತಾರೆ ಅಂದರೆ ವಿಶೇಷವಾದ ಆನಂದವನ್ನು ಆಗಬೇಕಾದ್ರೆ ಮಾಡುವುದು ಅದನ್ನು ಯೋಚನೆ ಕ್ಲಾಸ್ ಕಾಲೇಜ್ ಮೂರು ಕೋರ್ಸ್ ಮೂರು ಮತ್ತೆ ಪುಸ್ತಕ ಓದಬೇಕು ಬೇಡ ಅಂತ ಕೇಳಿದ್ರೆ ಪಾಸಾಗುತ್ತೆ ಓದಲೆ ಇಲ್ಲಿ ಬಂದು ಇಂಪ್ರೂವ್ಮೆಂಟ್ ಆಫ್ ನಾಲೆಜ್ಗೆ ಮತ್ತೆ ಎಷ್ಟು ಬೇಕಾದ್ರೆ ಓದು ಓದ್ತಾನೆ ಎಷ್ಟೋ ಬರುತ್ತೆ ಪರೀಕ್ಷೆ ಆದಮೇಲೆ ಚೆನ್ನಾಗಿ ಅರ್ಥ ಆಗುತ್ತೆ ಫಲ ಫ್ರೀಯಾಗಿ ಇರ್ತದೆ ಟೆನ್ಷನ್ ಇರೋದಿಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ ಆ ದೃಷ್ಟಿಯಿಂದ ಮನುಷ್ಯ ಆಮೇಲೆ ಓದಬಾರ್ದು ಅಂತ ಇಲ್ಲ ಪಾಸಾಗೋದ್ರಿಂದ ಓದಬಾರ್ದು ಅಂತ ಹೊರತು ಓದೋದು ಕೊನೆ ಇಲ್ಲ ದೇವಿಗಳ ದಿವಸ ಇನ್ನೊಂದು ಸವಾಲು ಇಲ್ಲ ಅಂತ ಆ ಇನ್ನೊಂದು ಪ್ರಶ್ನೆ ಬಂತು ಇಷ್ಟೆಲ್ಲ ಹೇಳ್ತೀರಿ ಶೂದ್ರ ವೇದಾಧಿಕಾರ ಇದೆ ಹೇಳೋದು ಕೇಳಿ ಶೂದ್ರ ವೇದಾಧಿಕಾರ ಇದೆ ಹೇಳೋದು ಕೇಳಿದ್ರೆ ಇದು ಮತ್ತೆ ಹಿಂದೆ ಹೇಳಿದ್ರು ಸದೃಪಾಯಿ ಪಾದಗಳು ಇನ್ನೊಂದು ಅರ್ಥ ಉಂಟು ಮನುಷ್ಯರಿಗೆ ವೇದಾಧಿಕಾರ ಇದೆ ಅಂತ ಹೇಳಿದ್ರೆ ದೇವತೆಗಳು ಇದೆ ಹೇಳೋದು ಕೇಳಿದ್ರೆ ಮನುಷ್ಯರಿಗಿಂತ ದೇವತೆಗಳು ಬುದ್ಧಿವಂತರ ಆದ್ದರಿಂದ ಇದ್ದೇ ಇದೆ ಅಂತ ಹೇಳಿ ಪ್ರಾಣಿಗಳಿಗೂ ಇದೆ ಪರವಾಗಿಲ್ಲ ಜನಿತಾರಿಗಳು ಇದೆ ಅಂತ ಹೇಳಿ ಹಾಗಿದ್ರೆ ಮನುಷ್ಯರಿಗೆ ಉಂಟು ಅಂತ ಹೇಳಿದ್ರೆ ಉಂಟು ಅದು ಶೂದ್ರಿಗಿಲ್ಲ ಅಂತ ಶೂದ್ರಿಗೆ ಯಾಕಿಲ್ಲ ಅಂದರೆ ಅವರಿಗೆ ಸಂಸ್ಕಾರ ಇಲ್ಲ ಅಂತ ಹೇಳಿ ಸಂಸ್ಕಾರ ಇಲ್ಲ ಅಂತಿಲ್ಲ ಸಂಸ್ಕಾರ ಮಾಡಿಬಿಟ್ರೆ ಮಾಡೋಗಿಲ್ಲ ಅಂತ ಹೇಳಿ ಯಾಕೆ ಮಾಡೋಗಿಲ್ಲ ಸಂಸ್ಕಾರ ಇಲ್ಲ ಸಂಸ್ಕಾರ ಮಾಡೋಗಿಲ್ಲ ಅಂದರೆ ಶೂದ್ರ ವೇದಾಧಿಕಾರ ಇಲ್ಲ ಅಲ್ಲ ಸ್ವಾಮಿ ಪೌತ್ರಾಯಣ ಶೂದ್ರನಿಗೆ ಹೇಳಿಕೊಟ್ರಲ್ಲ ಅಂತ ಕೇಳಿದರೆ ಪೌತ್ರಾಯಣ ಶೂದ್ರನೇ ಅಲ್ಲ ಅಂತ ಆ ಶೂದ್ರನೇ ಅಲ್ಲ ಹಾ ಕರ್ಮವಲ್ಲ ಅಂತ ಕೇಳಿದರೆ ದುಃಖಪಟ್ಟು ಬಂದಿದ್ದು ಹಾರೆ ಶೂದ್ರ ಅಂತ ಕರೆದ್ರೆ ಹೊರತು ಅದೇನಲ್ಲ ಶೂದ್ರ ಎಷ್ಟೊತ್ತಂತ ಸ್ನಾನಗಿನ ಮಾಡ ಮನೆಯಲ್ಲಿ ಚಪಟೆ ಹಬ್ಬ ಅಂತ ಕೇಳಿದೆ ಸ್ನಾನ ಮಾಡಿದ್ರೆ ಏನು ಮಾಡೋದಿಲ್ಲ ಬಿದ್ದುಕೊಂಡಿರ್ತಾನೆ ಚಪಚ ಇದೆ ಚಪಚ ಅಂತ ಹೇಳಿ ಚಪಚ ಅಲ್ಲ ಅವನು ಹಾಕ್ತೀವಿ ಯಾರವನು ಮಗ ಉಪನಯನ ಆಗಿ ಎಲ್ಲ ಆಗಿದೆ ಎಲ್ಲ ಇದೆ ಧರ್ಮ ವ್ಯಕ್ತ ಚಪಚ ಅಂತ ಕರೀತಾರೆ ಅದು ಚಪಚ ನಲ್ಲವರು ಚಪಚ ಅಂತ ಕರೀತಾರೋ ಇಲ್ವ ಶೂದ್ರ ಅಲ್ಲವರು ಶೂದ್ರ ಅಂತ ಕರೀತಾರೆ ಅದು ಯೋಚನೆ ಇಲ್ಲ ಅಲ್ರಿ ಗೆಸ್ ಮಾಡ್ತೀರ ಅಂದ್ರೆ ಗೆಸ್ ಅಲ್ಲ ಕ್ಷತ್ರಿಯತ್ವ ಅವರತೆ ಉತ್ತರತ್ರ ಕ್ಷೇತ್ರದ ಸೇರಲಿಂಗ ಆತ ಚಿತ್ರರಥ ತಂದ ಅಂತ ಹೇಳಿದ್ದಾರೆ ಚಿತ್ರರಥ ಯಾರು ಉಪಯೋಗಿಸ್ಬೇಕು ಕ್ಷತ್ರಿಯರು ಮಾಡ್ಬೇಕು ಕನ್ಫರ್ಮ್ ಆಯ್ತು ಅದು ಯಾರು ಅಂತ ಹೇಳಿ ಜಾನಶಕ್ತಿ ಪೌತ್ರಾಯಣ ಜಾನಶಕ್ತಿ ಯಾರು ಅಂತ ಆಯ್ತು ಕ್ಷತ್ರಿಯ ಅಂತ ಆಮೇಲೆ ಶೂದ್ರನಿಗೆ ಇಲ್ಲೇ ಇರಬೇಕಾದ ಸಂಸ್ಕಾರ ಪರಾಮರ್ಶ ತದಭಾವ ವಿರಾಪ ಸಂಸ್ಕಾರ ಬೇಕು ಅಂತ ಹೇಳ್ತಾರೆ, ಅವ್ರು ಇಲ್ಲ ಅಂತಲೂ ಹೇಳ್ತಾರೆ. ಆದ್ರಿಂದ ಶೂದ್ರನಿಗೆ ಹೇಳಿ ತದಭಾವ ನಿರ್ಧಾರಣೆಯಿಂದ ಪ್ರವೃತ್ತಿ ಸತ್ಯಕಾಮರು ಬಂದಾಗ ಅವ್ನು ಶೂದ್ರನ ಕನ್ಫರ್ಮ್ ಮಾಡಿಕೊಂಡು ವೇದ ಹೇಳ್ಕೊಡ್ತಾರೆ. ಇನ್ನೊಂದು ಪಾರ್ಲಿಯೇಟಿಂಗ್ ಹೇಳ್ತಿದೆ ಅಂತ ಮತ್ತೆ ಹೇಳ್ತಾರೆ. ಬರೀ ವೇದಾಧಿಕಾರ ಇಲ್ಲ ಅಂತ ಅರ್ಥ ಹೇಳಿಲ್ಲ ಶೂದ್ರನಿಗೆ. ಶ್ರವಣ ಅಧ್ಯಯನಾರ್ಥ ಪ್ರತಿಷೇಧ ಸ್ಮೃತೇಶ್ಯ, ಶ್ರವಣ ಮಾಡಬಾರದು ಅಧ್ಯಯನ ಮಾಡಬಾರದು ಅಂತ ಹೇಳಿದ್ದಾರೆ. ಕೃಷಿನ ಹಾಗೆ ಹೇಳ್ತಾ ಇದೆ. ಮತ್ತು ವಿದ್ರಾಜನಿಗೆ ಬಂದಲ್ಲ ಅಂತ ಕೇಳಿದ್ರೆ ಉತ್ಪನ್ನ ಜ್ಞಾನ ಇದೆ, ಓದಿ ಬಂದಿದ್ದಲ್ಲ, ಓದಿ ಬರಬಾರ್ದು ಅಂತ ಹೇಳಿದ್ರೆ ಹೊರತು ಜ್ಞಾನವೇ ಇರಬಾರ್ದು ಅಂತ ಹೇಳಿಲ್ಲ. ನೋ ಪ್ರಾಬ್ಲಮ್. ಆಗ ಅದು ಆ ಒಂದು ಘಟ್ಟ ಬಂದಿತ್ತು. ಆಗ ಏನು ಶಿಕ್ಷಕರು ಹೇಳಿದ್ದಾರೆ ಅಂತ ಕೇಳಿದ್ರೆ ಉತ್ತರ ಕೊಟ್ಟದ್ದು. ಕಿವಿಯಲ್ಲಿ ಕೇಳಿದ್ರೆ ಸೀಸ ಆರೋಗ್ಯಕರದ ಹಾಕಿರಿ, ಬಾಯಲ್ಲಿ ಹೇಳಿದ್ರೆ ನಾಲಿಗೆ ಕಟ್ಟಿರ್ತೀವಿ, ಅರ್ಥ ಬರ್ತಂದ್ರೆ ಎದುರಿಸಿರಿ, ಎಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಶಿವಕರು ವೇದಾಧಿಕಾರ ಇಲ್ಲ, ಅದು ಬೈತೀರ ಅಂತ ಕೇಳಿ ಬಯೋದಿಲ್ಲ. ಎಕ್ಸೆಂಪ್ಷನ್ ಕೊಟ್ಟಿದ್ವಿ, ಅಧ್ಯಯನ ಮಾಡ್ತೀವಿ. ಎಕ್ಸೆಂಪ್ಷನ್ ಅಷ್ಟೇ ಹೊರತು ಬೇರೆ ಏನಿಲ್ಲ. ಮಠಕ್ಕೆ ಹೋದಾಗ ಪೂಜೆ ಮಾಡಿ ಅಂತ ಹೇಳಿದ್ರೆ ನಮಗೆಲ್ಲ ಪ್ರಸಾದ ತಿಳ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಪೂಜೆ ಮಾಡಿ ನೋಡಿಬಿಟ್ರೆ ಇನ್ನೂ ಜನರು ಮಠಕ್ಕೆ ಹೋಗೋದಿಲ್ಲ. ಅದೇ ಅದು ನೋಡಿದ್ರೆ ನಿಮಗೆ ನಾವು ಪೂಜೆ ಮಾಡಬೇಕು, ಗೋವಿಂದ ಬಂಗಾರಿ ಮನಕ್ಕಾಗಲ್ಲ, ಬಟ್ ಸಾಕು ಗೊತ್ತಾಗುವುದಿಲ್ಲ. ಪೂಜೆ ಮಾಡಬೇಡಿ ಅಂತ ಬೈದಿಲ್ಲ ನಿಮ್ಮನ್ನು, ನೀವು ರಿಲ್ಯಾಕ್ಸ್ ಮಾಡಿಕೊಡ್ತೀವಿ ಹೇಳಿದ್ದಾರೆ. ಆದರೆ ಶೂದ್ರಿಗ ಅವ್ರಿಗೆ ಹೇಗೆ ಹೇಳಿದ್ದೀವಿ, ವೇದ ಹೇಗೆ ಹೇಳಿದ್ದೀವಿ ಅಂದರೆ ನೀವು ಓದ್ಕೊಡ್ಬಿಡ್ತೀವಿ. ಅಧಿಕಾರ ಎಲ್ಲ ಬೈ ಬಂದು ಸಿಕ್ಕಂತಾರೆ. ಯಾವೇನು ಮಾಡಿದ್ರೆ ನಿಮ್ಮಿಂದ ಜಾಸ್ತಿ ಓದ್ತಿರ್ಬೋದು, ಹಾಗೆ ಮಾಡಬಾರ್ದು. ಅಧಿಕಾರ ಇಲ್ಲ, ನೆಚ್ಚಿನ ಇಲ್ಲ ಅಂತ. ಅಧಿಕಾರ ಇಲ್ಲ ಅಂದರೆ ನಾನು ಹೇಳ್ತೀನಿ, ನಾನು ನಾನು ಹೇಳಿದ್ದೀನಿ. ಮೋಸದ ಅಧಿಕಾರ ಅಂತ ಹೇಳಿಲ್ಲ ಶೂದ್ರ. ವೇದ ಓದ್ದರೆ ಒಟ್ಟು ಹೊರಗೆ ಬರುತ್ತೆ, ಮತ್ತೆ ಕೊಡ್ತೀವಿ ಮಾಡಬೇಕಷ್ಟೆ. ಹೌದಲ್ಲ, ಮತ್ತೆ ಯೋಚನೆ ಮಾಡೋಕ್ಕೆ ಕಾರಣನೇ ಇಲ್ಲ. ಅವ್ರು ಏನು ತಿಳ್ಕೊಂಡ್ರು ಅಂದರೆ ವೇದ ಓದಬಾರ್ದು, ವೇದ ಓದಬಾರ್ದು ಅಂತ ಮೋಸ ಇಲ್ಲ, ಸಿಟ್ಟು ಬರ್ತಾರೆ. ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತೀವಿ ನಾನು. ಇವತ್ತು ನಾವು ಉಪದೇಶವನ್ನು ನಿಂತೆ ಮಾಡಿದಾಗ ಅದು ತಪ್ಪಾಗಿತ್ತು, ಅಪ್ರೋಚ್ ಅನ್ನೋದು ತಪ್ಪಾಗಿತ್ತು, ಸರಿಯಾಗಿ ಹೇಳ್ತೇವೆ ಹೇಳ್ತೇನೆ. ಹೆಂಗೆ ತಿರುಗಿ ದೂರ ದೂರ ಅಂದರೆ ಏನು ಮಾಡಿಬಿಡ್ತಾರೋ, ದೂರ ಹೋಗ್ಬಿಡ್ತೀವಿ. ದೂರ ಅಂದರೆ ಡೈವರ್ಟ್ ಬೇರೆ ಹೋಗ್ಬಿಡ್ತಾರೆ, ಹಾಗಾಗಲ್ಲ. ದೂರ ಅಂದರೆ ಏನಾಗ್ತದೆ, ನೆಸ್ಸಿದ್ದೀನಿ ನಿಮಗಿಲ್ಲ, ನೋ ಪ್ರಾಬ್ಲಮ್. ದೇವಪೂಜನೆ ಮಾಡಬೇಕಾಗಿಲ್ಲ, ಅಡುಗೆ ಮಾಡಿ ದೇವಪೂಜೆ ನಾವು ಮಾಡ್ತೀನಿ, ನೈವೇದ್ಯ ಮಾಡ್ತೀವಿ, ಅದು ಸಿಂಪಲ್ ಅದು. ಇಬ್ಬರಿಗೂ ಅಡುಗೆ ಮಾಡಲಿಕ್ಕೆ ಹೇಳಿದರೆ ಇಬ್ಬರು ದೇವಪೂಜೆ ಮಾಡಲಿಕ್ಕೆ ಹೇಳಿದರೆ ಏನಾಗ್ತಿದ್ದಾಗ ಅವರು ತಡೆ ಕಾಲ ದೇವಪೂಜೆ ಬಂದಿಲ್ಲ ಅಂತ ಅವ್ರಿಗೆ ಬಿಡ್ತು, ಗೊತ್ತಾಯ್ತಾ. ಈಗ ಬಡೀತ ಆಗಿರ್ಬೋದು. ಸೊ ದೇವಪೂಜೆ ಒಂದೇ ಮಾಡಿದ್ದಕ್ಕೆ ಎಷ್ಟು ಅನುಕೂಲ ಆಗ್ತದ, ಅಡುಗೆ ಮಾಡಿ ದೇವಪೂಜೆ ಮಾಡ್ತಾರೆ ಎಲ್ಲ ಕ್ಲೀನ್ ಆಗಿ. ಅದು ಎಕ್ಸೆಪ್ಷನ್ ಕೊಟ್ಟಿದ್ದರೆ ಕ್ಲೇಮ್ ಮಾಡೋಕ್ಕೆ, ಅದು ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ನಮಗೆ ಅನ್ಸೋದಿಲ್ವ, ಇನ್ನೊಬ್ಬರಿಗೆ ಸುಲಭ ಆಗ್ತಿತ್ತು ಅನ್ಸೋದಿಲ್ಲ. ಅಷ್ಟು ಮಾಡಿಲ್ಲ, ಒಂದು ಉಪದೇಶವನ್ನು ನಾವು ತಪ್ಪಾಗಿ ಹೇಳಿದ್ದಕ್ಕೆ ಜನಗಳಿಗೆ ಒಂಥರ ವಿರೋಧಿ ಭಾವನೆ ಬಂದಿದೆ. ಮೋಕ್ಷಕ್ಕೆ ಹೋದ ವಿದರಾಜಿಗಳು ದೇವರಿಗೆ ವಿಧನಾಗಿ ಕೊಟ್ಟಿರೋದು ಕನಕದಾಸರಂಥವರು. ಅದು ಶಾಸ್ತ್ರದ ವಾಕ್ಯನೇ ಇದೆ. ಮತ್ತು ಬ್ರಾಹ್ಮಣ ಯಾರಿದ್ದಾರೆ ಅಂತ ಸರಿಯಾಗಿದ್ದರೆ, ಬ್ರಾಹ್ಮಣ ಯಾರಿದ್ದಾರೆ, ಅದೇ ಶೂದ್ರರು ಇದ್ದ ಅರ್ಥ ಆಯ್ತಾ. ಬ್ರಾಹ್ಮಣ ಜನರಲ್ಲಾಗಿದ್ದಾರೆ, ಶೂದ್ರ ಜನರಲ್ಲಾಗಿದ್ದಾರೆ, ಅದರಿಂದ ನೋ ಪ್ರಾಬ್ಲಮ್ ಅಲ್ಲ. ಪ್ರಿಸ್ಕ್ರೈಬ್ ಫಾರಮ್ ಅಲ್ಲ. ಮೋಕ್ಷಕ್ಕೆ ಹೋಗಬೇಕಾದ್ರೆ ಭಕ್ತಿ ಜ್ಞಾನ ಬೇಕೇ ಹೊರತು ವೇದಾದಿಗಳು ಬೇಕಿಲ್ಲ. ಜ್ಞಾನವಲ್ಲ ವೇದಗಳು ಬೇಕು ಬ್ರಾಹ್ಮಣರಿಗೆ. ಮಹಾಭಾರತ ಕೇಳಿದ್ರೆ ಜ್ಞಾನ ಬರುತ್ತೆ ಶೂದ್ರಿ, ಮತ್ತೆ ಕೋಶನೆ ಮಾಡ್ತೀನಿ. ಪುಸ್ತರೇ ಬೇಕಾಗಿಲ್ಲ, ಪುಸ್ತರೇ ಬೇಕಾಗಿಲ್ಲ. ಆರಾಮ್ ಕೇಳ್ಕೊಂಡು ಕೇಳ್ಕೊಂಡು ಉದ್ದಾರ ಆಗ್ಬೋದು, ಎಷ್ಟು ಸುಲಭ ಅದು. ಯೋಚನೆ ಮಾಡೋಕ್ಕಾಗಲ್ಲ, ಕೇಳಿದ್ರೆ ಬರುತ್ತಾ ಅಂತ ಆದರೆ ಕೇಳ್ಬೋದು. ಪುಸ್ತಕ ಓದ್ದೆ ಕೆಲವರು ಆಕ್ಷೇಪಣೆ ಮಾಡ್ತಾರೆ, ಬರೀ ಶೂದ್ರ ಕೇಳಬೇಕು ಅಂತೀರಿ, ಹೆಂಗಸರು ಕೇಳಬೇಕು ಅಂತೀರಿ, ಜ್ಞಾನ ಬರುತ್ತಾ ಅಂತ ಕೇಳಿದ್ರೆ ನಿಮಗೆ ಗೊತ್ತಿಲ್ಲ ಜಾಸ್ತಿ ಜ್ಞಾನ ಬರುತ್ತೆ ಸರ್. ಜಾತಕ್ಕೆ ಗೊತ್ತೇನು, ಚಿಕ್ಕ ಮಕ್ಕಳಿರ್ತಾರೆ, ಅವ್ರಿಗೆ ಹಾಡು ಹೇಳಿ ಬರ್ತಾ ಇರ್ತಾರೆ, ಅದು ಬಾಯ್ಪಾಟ ಆಗಿಬಿಡುತ್ತೆ ಹಾಡುಗಳನ್ನು ಕೂಡ. ತಾಯಿ ಮಾತ್ರ ಅವ್ರು ಕಟ್ಟಿದ್ದು ಬರ್ತಾರೆ, ಮಕ್ಕಳಿಗೆ ಎಷ್ಟು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾರೆ ಅಂತ ಸಾಮರ್ಥ್ಯ ಇದೆ. ದೇರ್ಫೋರ್ ಕೇಳಿದರೆ ಜ್ಞಾನ ಬರುತ್ತಾ ಹೈ ಕ್ಲಾಸ ಬರುತ್ತೆ ಯೋಚನೆ ಇಲ್ಲ. ಮತ್ತು ಇನ್ನೊಂದು ಕಾರಣ ಇದೆ, ಗಂಡಸರಿಗೆ ಹೆಚ್ಚು ಜ್ಞಾನ ಬೇಕು, ಗಂಡಸ ಹೆಂಗಸರಿಗೆ ಕಡಿಮೆ ಇರಬೇಕು ಅಂತ ಇನ್ನೊಂದು ಕಾರಣ ಇದೆ. ಗಂಡಸರು ತುಂಬ ಸಮಾಜ ಜಾಸ್ತಿ ನೋಡ್ತಾರೆ, ಅದು ಕನ್ಫ್ಯೂಷನ್ ಭಾಳ ಜಾಸ್ತಿ ಆಗಿದೆ. ಹೆಂಗಸರು ಆರಾಮ ಮತ್ತು ನೀರಾಗಿರುತ್ತೆ ನಿಶ್ಚಿಂತೆ, ಗೊತ್ತಾಯ್ತಾ. ಆದ್ದರಿಂದ ಅವ್ರಿಗೆ ಕನ್ಫ್ಯೂಷನ್ ಚಾನ್ಸಸ್ಸೇ ಭಾಳ ಕಡಿಮೆ. ಸೊ ಇದು ಕಡಿಮೆ ಓದಿದ್ರೆ ಸಾಕು ಅಂತ ಹೇಳಿದ್ರು, ಇವ್ರು ಎಷ್ಟು ಓದಿದ್ರು ಸಾಲ, ಇನ್ನೂ ಓದು ಇನ್ನೂ ಓದು ಅಂತ ಹೇಳಿದ್ರೆ ಎಲ್ಲ ಹೋಗ್ತಾರೆ ಬರ್ತಾರೆ, ಅದು ಹೀಗೆ ಹೇಳಿದ್ರು ಹೇಗೆ ಹೇಳಿದ್ರು ಬರ್ತಾರೆ, ಅವ್ರಿಗೆ ಚಾನ್ಸ್ ಇರೋದಿಲ್ಲ. ಇದೊಂದು ಕಾರಣ. ಶೂದ್ರರಿಗೆ ಶಾಸ್ತ್ರ ಓದಿದ್ರೆ ಕನ್ಫ್ಯೂಷನ್ ಬರುತ್ತೆ, ಶಾಸ್ತ್ರ ಓದಿದ್ರೆ ಸಿಟಿನೇ ಇಲ್ಲ, ಬರೋದು ಕನ್ಫ್ಯೂಷನ್ ಅಲ್ಲ, ತಿಳಿತಾ. ಸಮನ್ವಯ ಅಧ್ಯಯನ ಯಾತಕ್ಕಬೇಕು ಅಷ್ಟರಲ್ಲಿ ವೇದವಾಗಿ ಓದ್ಕೊಂಡ್ಬಿಟ್ಟಿದ್ದು ಬೇಕಾಗಿತ್ತು, ಅವರಿಗೆ ಪ್ರಶ್ನೆನೇ ಇಲ್ಲ. ಅದೇ ದೇವ ಪರೋ ಅದೇ ದೇವ ಸಿಂಪಲ್ ಅದು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಜ್ಞಾನ ಯಾವಾಗಲೂ ಕೂಡ ಅವರ ಯೋಗ್ಯತೆ ತಕ್ಕಂತೆ ಬರಬೇಕಾದ ಮುಖ್ಯ. ಆದ್ದರಿಂದ ಜ್ಞಾನಾಧಿಕಾರ ಇಲ್ಲ ಅಂತ ಹೇಳಿಲ್ಲ, ವೇದಾಧಿಕಾರ ಅಲ್ಲ ಅಂತ ಹೇಳಿದ್ರೆ. ಅಡುಗೆ ಮಾಡಬೇಡ ಅಯ್ಯ, ಊಟಕ್ಕೆ ಬಂದರೆ ಎಷ್ಟು ಖುಷಿಯಾಗುತ್ತೆ ಗೊತ್ತೇ ನನಗೆ. ನೀವು ಬರಬೇಕಾಗ್ತಾರೆ, ನೀವು ಅಡುಗೆ ಮಾಡಿದ್ರೆ ಊಟ ಮಾಡಬೇಕಾಗುತ್ತೆ ಅಂದರೆ ಇನ್ನೊಂದು ಮನೆಗೆ ಹೋಗ್ಬಿಡ್ತೇವೆ. ಅಡುಗೆ ಎಲೆ ಇರುತ್ತೆ, ನೈವೇದ್ಯಾಗಿತ್ತು, ಊಟಕ್ಕೆ ಕುಡಿಯಿರುತ್ತೆ, ನಾನು ಡಾಕ್ಟರ್ ಉಂಟು ಯೂತ್ರಿಗೆ ಇಟ್ಟು ಊಟಕ್ಕೆ ಬನ್ನಿ ಅಂತ. ಬ್ರಾಹ್ಮಣ ಹೇಳಿದ್ರೆ ಅಡುಗೆ ಮಾಡಿದ್ರೆ ಊಟ ಮಾಡಿ ಅಂತ. ಸರ್ ಕಷ್ಟ ಯಾರಿಗೆ ಹಾಕ್ತೀರಿ ಹೇಳಿರೋದು? ಬ್ರಾಹ್ಮಣರಿಗೆ. ನಾನು ತಪ್ಪರ್ಸ ಬರ್ಕೊಂಡು ಡಾಲರ್ಸ್ ಬರುತ್ತೆ ಅವ್ರಿಗೆ ಬೈತಿದ್ದೀವಿ ಅಂತ. ನಿಜವಾಗ್ಲೂ ಭಾಳ ಇಂಪಾರ್ಟೆಂಟ್. ಯಾರೋ ಒಬ್ಬರು ಸ್ವಾಮಿಗಳು ಸತ್ಸಂಗ ಬಂದಿತ್ತು ತುಂಬಿದ ಸಭೆ. ಅವಾಗ ಯಾರೋ ಒಬ್ಬರು ಕತ್ತೆ ಕೇಳಿದ್ರು ಸ್ವಾಮಿನ ವೇದಾಧಿಕಾರಿಗಳ ಕೇಳಿದ್ರು ಹೆಂಗಿದ್ರು ವೇದಾಧಿಕಾರಿ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ನಮಗೆ ಅಂತ ಕೇಳಿದ್ರೆ ಅಲ್ಲಮ್ಮ ಹೀಗೆಲ್ಲ ಹೆಚ್ಚಿ ಅಲ್ಲ ಎಷ್ಟು ಸುಖ ಪಡಬೇಕಾಗಿತ್ತು ರೀ ಅಚ್ಚೇರಿ ಕೂಡ ವೇದಾಧಿಕಾರ ಇಲ್ಲ ಅಂತ ಹೇಳಿ ಎಂಜಾಯ್ ಮಾಡಬೇಕಾಗಿತ್ತು. ಇವತ್ತು ಏನಾದರೂ ಸ್ವಾಮಿ ವೇದಾಧಿಕಾರ ಇಲ್ಲಾಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅಂತ ಹೇಳಿದ್ರು. ಖುಷಿಯಾಗಿರುತ್ತೆ ಆರಾಮ ಎಷ್ಟು ಕಷ್ಟಪಡಬೇಕಾಗುತ್ತೆ ಚಿಂತೆಗೆ ಇಟ್ಟಿದ್ದಾರೆ ಅವರು ಅಂತ ಹೇಳಿ ಅರ್ಥ ಆಯ್ತಾ. ಎಷ್ಟು ಕಷ್ಟಪಡೋದು ಸ್ವಾಮಿಗಳು ಎಷ್ಟು ಅದೇ ತಪ್ಪಿಸ್ತಾ ಇದ್ದಾರೆ. ಇವ್ರು ಏನಿಲ್ಲ ಪರಿಸರ ಗೃಹ ಕರ್ಕೋ ವ್ಯಾಕರಣ ಪರಮೋತ್ಸಾಹದಲ್ಲಿ ಮಾಡುವಂಥ ಪೂಜೆ ಕರ ಆರಂಭ. ಆದ್ದರಿಂದ ನಾವು ಸರಿಯಾಗಿ ಜ್ಞಾನ ಅನ್ನೋದನ್ನು ಸಂಪಾದನೆ ಮಾಡಬೇಕಾದ್ರೆ ಮುಖ್ಯ. ಯೋಗ್ಯತೆ ತಕ್ಕಂತೆ ಅಲ್ಲಿರೋರಿಗೆ ಕಪ್ಪು ಕೊಡ್ತಾರೆ, ಅಲ್ಲಿರೋರು ಜ್ಯೂಸ್ ಕೊಡ್ತಾರೆ. ಸರ್ಕಲಲ್ಲಿ ಜ್ಯೂಸ್ ಸದ್ಯ ಕರೆದು ತಿನ್ನೋದಾಗಿರುತ್ತೆ, ಜ್ಯೂಸ್ ಒಂದು ಕಡೆ ಕರ್ಕೊಂಡು ಹೋಗಿ ಅವರು ಒಗರು ಅಂತ. ಆದ್ದರಿಂದ ನಿಮ್ಗೆ ಜ್ಯೂಸ್ ಇಲ್ಲ ರಸ ಇಲ್ಲ ಚೆಲ್ಲಿಲ್ಲ ಅವತ್ತಿಗೆ ಬೆಳಿಗ್ಗೆ ಚೆಲ್ಲಿದ್ದಾರೆ. ಸುಲಭವಾದ ಸ್ಮಾರ ಮಾತನ್ನು ಮಾಂಕ ಓಂ ಕಪ್ಪನ ಓಂ ಅಂತ ಹೇಳಿದ್ದಾರೆ. ಅದು ಮುಗಿತು ನೋಡಿ, ಒಂದು ವಜ್ರ ಇದೆ ಅದು ನಿಂತ್ಕೊಬಿಟ್ಟಿದೆ, ಗಡಗಡ ನಡೆಸ್ತಾ ಇದೆ, ಉಪಾಸನೆ ಮಾಡಿ ಚೆಲ್ತಾರಲ್ಲ ಅಂತ ಕೇಳಿದರೆ ವಜ್ರ ಆದರೂ ನಾರಾಯಣ ಕಂಪನ ಮಾಡ್ಸೋದು ಅವನೇ. ಆದ್ದರಿಂದ ವಜ್ರ ಶಬ್ದ ದೇವರನ್ನು ಹೇಳ್ತಾ ಇದೆ ಅಂತ ಹೇಳ್ತಾ, ಬರೀ ವಜ್ರ ಶಬ್ದ ಅಲ್ಲ ಎಲ್ಲ ಆಯುಧವಾಸಿಕವಾದ ಪದಗಳು ವಿಷ್ಣುಪರ ಆಗಿದೆ. ಆಯುಧವಾಸಿಕವಾದ ಪದಗಳನ್ನು ವಿಷ್ಣುಪರವಾಗಿದೆ ವೈಖರಿ ಮಾಡಬೇಕು. ಓಂ ಜ್ಯೋತಿರ ದರ್ಶನ ಆಗು ಆಯುಧವಾಸಿಕ ಇನ್ನೇನಿದೆ ಸುದರ್ಶನ ವಿಷ್ಣು ಸಹಸ್ರಮದೇ ಅಂತ ಬಂತು. ಸುದರ್ಶನ ಯಾರ ಹೆಸರು? ದೇವರ ಹೆಸರು. ಆಯುಧ ಆರಾಮ ಅಹಂ ವಜ್ರಂ ಭಗವದ್ಗೀತೆಯನ್ನು ಹೇಳ್ತಾರೆ, ವಜ್ರ ರಾಮೆ ಅಂತ ಹೇಳ್ತಾರೆ. ಸರಿ ಗೊತ್ತಾರೆ ಬ್ರಹ್ಮಸೂತ್ರಕ್ಕೂ ಭಗವದ್ಗೀತೆಗೂ ಕಾರ್ಯಕ್ಕೆ ಆಯುಧಾರಾಮ ಅಹಂ ವಜ್ರಂ ವಜ್ರ ಸಂಬರ ವಜ್ರ ಪರಮಾತ್ಮ ಓಂ ಜ್ಯೋತಿರ ದರ್ಶನ ಓಂ ಅಂದ್ರಿ ಜ್ಯೋತಿ ಇದೆ ಅಂತ ಹೇಳ್ತಾರೆ. ಆ ಜ್ಯೋತಿಯಿಂದ ಉಪಾಸನೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಅಂತ ಕೇಳಿದರೆ ಆ ಜ್ಯೋತಿ ಯಾರು? ವಿಷ್ಣುವೇ. ವೇದವಾಕ್ಯ ಹೇಳ್ತಾ ಇದೆ ಅವನೇ ಜ್ಯೋತಿ. ಆಕಾಶೋ ಅರ್ಥಾಂತರತ್ವಾದಿ ಉಪದೇಶ ಓಂ ಸರ್ವಾಧಾರ ಸ್ವರೂಪವಾದ ಗುಣವನ್ನು ಆಕಾಶಕ್ಕೆ ಹೇಳ್ತಾರೆ. ಅದನ್ನು ಯಾತಕ್ಕೆ ನಾವು ವಿಷ್ಣು ಅಂತ ತಿಳ್ಕೊಳ್ಬೇಕು ಅಂದರೆ ಹೇಳ್ತಾರೆ ಅರ್ಥಾಂತರತ್ವಾದಿ ಉಪದೇಶ ಬರೀ ಅಷ್ಟೇ ಹೇಳಿಲ್ಲ, ಅಪ್ರಸಿದ್ಧತ್ವಾದಿ ಅನೇಕ ಗುಣಗಳನ್ನು ಹೇಳಿದ್ದಾರೆ. ಅದೆಲ್ಲ ವಿಷ್ಣುವಿಗೆ ಅಪ್ಲಿಕಬಲ್ಲೇ ಹೊರತು ಆಕಾಶಕ್ಕಲ್ಲ. ಓಂ ಸುಷುಪ್ತಿ ಉತ್ಕ್ರಾಂತಿಯೋ ಭೇದೇ ನಾವು. ಈಗ ಸುಷುಪ್ತಿಯಲ್ಲಿ ಅಸಂಗತಿವ, ಸುಷುಪ್ತಿಯಲ್ಲಿ ಉತ್ಕ್ರಾಂತಿಯಲ್ಲಿ ಅಸಂಗತಿವ. ಸುಷುಪ್ತಿ ಉತ್ಕ್ರಾಂತಿಗಳಲ್ಲಿ ಅಸಂಗನಾಗಿ ಜೀವ ಇರ್ತಾನೆ. ಅಸಂಗೋ ಸ್ವಯಂ ಪುರುಷ ಅಂತ ಹೇಳಿ ದೇವರ ಅಸಂಗ ಅಂತ ಕರಿತೀವಿ. ಜೀವನದ ಅಸಂಗತ್ವ ಕಂಡಿದೆ, ಜೀವನೇ ಅಸಂಗ ಅಂತ ಕರಿಬಾರದು ಅಂದರೆ ಅಲ್ಲ. ಜೀವ ಅವನು ಅನುಭವಿಸ್ತಾನೆ ಅನ್ನೋದು ಸಂಗದಿಂದ ಮಾಡೋದಾದ್ರೂ ಪರಮಾತ್ಮನೇ. ಏನಪ್ಪೋ ಸುಷುಪ್ತಿ ನಿದ್ರೆ ಉತ್ಕ್ರಾಂತಿ ಪ್ರಾಣೋತ್ಕರಣ ಅಸಂಗ ಇಲ್ಲ ಅನ್ನೋದು ದೇವರಿಗೆ ಹೊತ್ತು ಜೀವರಿಗೆ ಅಲ್ಲ ಅಂತ. ಆಗ ಪಥ್ಯ ಬಂದು ಬ್ರಾಹ್ಮಣ ಇದ್ದಾನೆ ನಿತ್ಯ ಮಹಿಮಾ ಅವನು ಉಪಾಸನೆ ಮಾಡಿ ಅಂತ ಹೇಳ್ತಾನೆ. ಆ ಬ್ರಾಹ್ಮಣ ಬ್ರಹ್ಮದೇವರಂತ ಗೊತ್ತಾಗುತ್ತೆ. ವಿಷ್ಣು ಯಾತಕ್ಕಬೇಕು ಅಂದರೆ ನಿತ್ಯ ಮಹಿಮಾ ಇರೋ ಬ್ರಾಹ್ಮಣ ವಿಷ್ಣು ಒಬ್ಬನೇ ಅಂತ ಹೇಳ್ತಾರೆ. ನಿತ್ಯ ಮಹಿಮಾ ಉಡಿದ ಬ್ರಹ್ಮದೇವರ ಮನೆಗೆ ಯಾವಾಗ ಬಂತು? ಬ್ರಹ್ಮದೇವ ಮೊದಲಿರಲಿಲ್ಲ ಅವ್ರಿಗೆ, ವಾಯುದೇವರಾಗಿ ಸಾಧನೆ ಮಾಡಿ ಬ್ರಹ್ಮಪದವಿ ಬಂತವ್ರು. ನಿತ್ಯ ಮಹಿಮಾ ಅಲ್ಲ ಅದು, ಆಮೇಲೆ ಬಂದ ಮಹಿಮೆ ಪರಮಾತ್ಮ ನಿತ್ಯ ಮಹಿಮೆ. ಆದ್ದರಿಂದ ನಿತ್ಯ ಮಹಿಮಾ ವಿಷ್ಣು ವಿಷ್ಣುವೇ ಹೊರತು ಬೇರೆ ಅಲ್ಲ ಅಂತ ಹೇಳಿ ಅಲ್ಲಿ ಕಾಲ ಅಂತಿದೆ. ಮುಂದೆ ಬ್ರಾಹ್ಮಣ ಅಂತ ಅಷ್ಟೇ ಹೇಳಿಲ್ಲ, ಪತ್ಯಾದಿ ಕಟ್ಟೆ ಸಹ. ಆ ಬ್ರಾಹ್ಮಣ ಯಾರು ಅಂದರೆ ಸರ್ವಶ್ಯ ಅಧಿಪತಿ ಸರ್ವಶ್ಯ ಈಶಾನಃ ಅಂತ ಹೇಳಿದ್ದಾರೆ. ಈ ಪತಿ ಮೊದಲಾದ ಕಟ್ಟಗಳಿರೋದ್ರಿಂದ ಅದೇ ತಕ್ಕಂಥ ಬ್ರಾಹ್ಮಣ ಸಾಕ್ಷಾತ್ ವಿಷ್ಣುವೇ ಹೊರತು ಈ ಬ್ರಹ್ಮದೇವರಲ್ಲ. ಇಲ್ಲಿ ಆ ಪಾದ ಮುಗಿತು. ಕೊನೆಯ ಪಾದದಲ್ಲಿ ಅನ್ಯತ್ರೈವ ಪ್ರಸಿದ್ಧ ಸತ್ತದ್ದು ಇಷ್ಟೆಲ್ಲ ಕಷ್ಟಪಟ್ಟು ಹೇಳಿದಾಗ ಆಯ್ತು ನೀವೇನು ಒಪ್ಕೊಂಬಿಡೋಣ ಈ ಟೀಕಾಕೃತಿ ನಿಂತಾನೆ. ಇಲ್ಲಿ ಅನ್ಯತ್ರೈವ ಪ್ರಸಿದ್ಧ ಸತ್ತಗಳಿವೆ, ಕೆಟ್ಟ ಪದಗಳಿವೆ, ತಿರುಗಿದ ಪದ ಇದೆ, ಪ್ರಕೃತಿ ಮೊದಲಾದ ಪದ ಇದೆ. ಇದಕ್ಕೇನು ಅರ್ಥ ಮಾಡ್ತೀರಿ ಅಂದರೆ ಏನು ಯೋಚನೆ ಮಾಡಬೇಡ, ಇಷ್ಟೇ ಸುಖವಾಗಿ ಮಾಡ್ತೀರಿ, ಏನು ಯೋಚನೆ ಮಾಡಬೇಡ. ಮಾನವಮಾನಿಕ ಬಂದು ಏಕೇಶಾಭಿಷೇನ್ನ ಶರೀರ ರೂಪಕ ವಿನ್ಯಸ್ತ ತಿರುಗಿಕೆ ದರ್ಶೆ ಇದ್ದಾವು. ಆನುಮಾನಿಕ ಅಂದರೆ ಪ್ರಕೃತಿ, ಪ್ರಕೃತಿ ಅಂದರೆ ಅವ್ಯಕ್ತ. ಅವ್ಯಕ್ತ ಶಬ್ದವನ್ನು ಹ್ಯಾಂಗೆ ಸಮನ್ವಯ ಮಾಡ್ತೀವಿ ಅಂತ ಕೇಳಿದರೆ ಅವ್ಯಕ್ತ ನಾಮಕನಾಗಿ ಅವ್ಯಕ್ತದ ಒಳಗಿದ್ದು ರೂಪ ಕೊಡುವವರು ಪರಮಾತ್ಮನೇ. ಆದ್ದರಿಂದ ಅವ್ಯಕ್ತ ಆಗಿರುತ್ತದೆ. ಓ ಸೂಕ್ಷ್ಮ ಅಂತ ತದರ್ಥತ್ವ ನೋಡಿ, ಅವ್ಯಕ್ತ ತತ್ವ ಭಾರಿ ಸೂಕ್ಷ್ಮ ಗೊತ್ತೇನೋ ಅದಕ್ಕೆ ಅವ್ಯಕ್ತ ಅಂತ ಕರೀತಾರೆ ಅಂದರೆ ಅದಕ್ಕಿಂತ ಸೂಕ್ಷ್ಮ ವಿಷ್ಣು ಗೊತ್ತೇನು ಅಂತ. ಓ ಸೂಕ್ಷ್ಮ ಅಂತ ತದರ್ಥತ್ವ ಸೂಕ್ಷ್ಮತ್ವ ಅನ್ನೋ ಗುಣ ವಿಷ್ಣು ಹೆಚ್ಚಿದೆ ಅಂದರೆ ಪ್ರಕೃತಿ ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ ಆಗ್ತಿದೆ. ಇನ್ನೊಂದು ಕಾರಣ ಕೊಡ್ತಾರೆ, ತದಧೀನತ್ವ ಅರ್ಥವತ್ತರು. ಪರಮಾತ್ಮನಿಗೆ ಅಧೀನವಾಗಿ ಪ್ರಕೃತಿ ಅವ್ಯಕ್ತವು, ಯಾವುದು ಅಧೀನವಾಗಿರುತ್ತೋ ಅಧೀನ ವಸ್ತುವಿನ ಗುಣಗಳೆಲ್ಲ ಅದರ ಸ್ವಾಮಿಗಿರುತ್ತೆ. ದೇರ್ಫೋರ್ ಅವಿರತಕ್ಕಂಥ ವಿಷ್ಣುವಿಗೆ ಅಪ್ಲಿಕಬಲ್ ಬರುತ್ತೆ. ಓಂ ಜ್ಞೇಯತ್ವ ಅವಚನಾಧಿಕ ಅದು ಮತ್ತೆ ಜ್ಞೇಯವಾದ ಪ್ರಕೃತಿ ವಿಷ್ಣುವೇ ಹೊರತು ಈ ಅವ್ಯಕ್ತ ತತ್ವ ಅಲ್ಲ. ಓಂ ಮದಕೀಟಿಕೆಯನ್ನ ಅಪ್ರಾಜ್ಯೋಹಿ ಅಲ್ರಿ ಮಹತಃಪರಂ ಧ್ರುವಂ ನಿಚಾಯತ ಮೃತ್ಯು ಮುಖಾತ್ವ ಮುಖ್ಯತೆ ಅಂತ ಹೇಳ್ತಾರೆ. ಮಹತಃಪರಂ ಅಂದ್ರೆ ಅವ್ಯಕ್ತವಾಗುತ್ತೆ ಅಂತ ಕೇಳಿದರೆ ಅಲ್ಲ, ಮಹತ್ವಕ್ಕಿಂತ ಭಾರಿ ದೊಡ್ಡವರು ಅಂದರೆ ನಾರಾಯಣ ಅಂತಲೇ ಅರ್ಥ ಆಗುತ್ತೆ. ಓಂ ಪ್ರಕರಣ ಅಲ್ಲಿ ಪ್ರಕರಣ ಯಾವುದು? ಮೋಕ್ಷ ಪ್ರಕರಣ. ವಿಷ್ಣುವನ್ನು ತಿಳ್ಕೊಂಡ್ರೆ ಮೋಕ್ಷವಾಗುತ್ತೆ ಅಂತ ಹೇಳಿದ ಮೇಲೆ ಮಹತಃಪರಂ ಅನ್ನೋದು ಯಾವಾಗಿರಬೇಕು? ವಿಷ್ಣುವೇ ಹೊರತು ಅವ್ಯಕ್ತ ತತ್ವ ಆದ ಸಂಭವ ಇಲ್ಲ. ಓಂ ತ್ರಯಾನಾಮೇವ ದೇವ ಉಪನ್ಯಾಸ ಪ್ರಶ್ನೆಚ್ಚ ಓಂ ಅಲ್ಲಿ ಮೋಕ್ಷ ಪ್ರಕರಣ ಅಂತ ಹೇಗೆ ಹೇಳ್ತೀರಿ ಅಂದರೆ ಅಲ್ಲಿ ಬಂದಿರೋ ಪ್ರಶ್ನೆಗಳೇ ಪ್ರತಿಕೇತ ಕೇಳಿದ್ದು ಮೂಳೆ ತಂದೆ ನನ್ನ ಬಗ್ಗೆ ಒಳ್ಳೆ ಮನಸ್ಸು ಹೊಂದಿ ಸರ್ಗ್ಯಾಗಿ ಹೇಳಿ ನೀವು ಭಗವತ್ ಸ್ವರೂಪ ಹೇಳಿದ್ದು ಕೇಳಿಲ್ಲ, ಬೇರೆ ಶಾಂತ ಇಲ್ಲ. ಅದರಿಂದಾಗಿಯೇ ಅಲ್ಲಿ ಪ್ರಸಕ್ತವಾದದ್ದು ಯಾವುದು? ಮೋಕ್ಷ. ಆ ಮೋಕ್ಷಕ್ಕೆ ಕೊಡತಕ್ಕಂಥ ಅವ್ಯಕ್ತ ಅಂದರೆ ಯಾರು? ವಿಷ್ಣುವಿ. ಓ ಮಹತ್ವಚ್ಚಾವು, ಮಹತ್ತತ್ವಕ್ಕಿಂತ ವಿಷ್ಣು ಮಹತ್ತರವಾಗಿದ್ದಾನೆ, ಅವ್ಯಕ್ತ ತತ್ವಕ್ಕಿಂತ ಸೂಕ್ಷ್ಮನಾಗಿದ್ದಾನೆ. ಸರಿ ಹೋಯ್ತು. ಓಂ ಚಮಸವದ ವಿಶೇಷ ಆಗುವುದು. ಚಮಸ ಶಬ್ದಕ್ಕೆ ಒಂದು ಅರ್ಥ ಇದ್ದರೂ ಕೂಡ ಶಿರಸ್ತಂಭ ಅಂತ ಹೇಗೆ ಪ್ರಧಾನವೋ ಅದೇ ರೀತಿಯಲ್ಲಿ ಅವ್ಯಕ್ತ ಹೆಸರು ದೇವರಿಗೆ ವಿಶೇಷ ಪ್ರಧಾನವಾಗಿದೆ. ಆ ಇನ್ನೊಂದು ಸತ್ಯವು ಸರ್ವಶಬ್ದ ಹೇಳ್ತಾರೆ ಅಂತ ಹೇಳಿದರೆ ವಸಂತೆ ವಸಂತೆ ಜ್ಯೋತಿಷ ಯಜೇತ ಅಂತಿದೆ. ಅಲ್ಲಿ ಜ್ಯೋತಿಷ ಅಂದರೆ ಏನು ಅರ್ಥ ಮಾಡ್ತೀವಿ ಅಂತ ಕೇಳಿದರೆ ಓಂ ಜ್ಯೋತಿ ಉಪಕ್ರಮಾಸ್ತು ತಥಾ ಹಿ ಅಧೀಯತ ಏಕೆ. ಜ್ಯೋತಿ ವಿಷ್ಣುವೇ ಆಗಿದ್ದಾನೆ, ಅವನಂಥ ಜ್ಯೋತಿ ಯಾರೂ ಇಲ್ಲ. ಜ್ಯೋತಿ ಶಬ್ದ ಅರ್ಥ ಮಾಡೋದಕ್ಕೆ ಯಾಕೆ ಸಾಧ್ಯವಾಯಿತು ಅಂತ ಹೇಳ್ತಾರೆ. ತಾವ ಏತಾ ಸರ್ವ ವಿಚ ಸರ್ವೇ ವೇದಾ ಸರ್ವೇ ಘೋಷಾ ಏಕೈವ ಗಾಹತಿ ಪ್ರಾಣ ಏವ ಪ್ರಾಣವಿಚ ಇಷ್ಟೇವ ಬೀಜ. ಎಲ್ಲ ಶಬ್ದಗಳು ಎಲ್ಲ ಧ್ವನಿಗಳು ಎಲ್ಲವೂ ಕೂಡ ದೇವರು ಹೇಳುತ್ತೆ ಅಂತ ಹೇಳಿದ ಮೇಲೆ ಜ್ಯೋತಿ ಶಬ್ದ ಹೇಳೋದು ಭಾರಿ ಕಷ್ಟ ನಮಗೆ. ಓಂ ಕಲ್ಪನೋಪದೇಶಾಚ ಮಧ್ವಾಧಿಪತ್ ಅವಿರೋಧ ಆಹೋ. ಕಲ್ಪರೋಪದೇಶಾಚ ಮತ್ತೆ ಹೇಳ್ತಾರೆ, ಹಾಗಿದ್ರೆ ವಸಂತೆ ವಸಂತೆ ಅರ್ಥ ಮಾಡಬಾರ್ದಂದ್ರೆ ಮಾಡು. ಆ ಇಡೀ ಸರ್ವಮ ವಸಂತದಲ್ಲಿ ವಸಂತದಲ್ಲಿ ಜ್ಯೋತಿಷ್ಠಮ ಅಂತ ಹಾಗೆ ಮಾಡು. ಇಂಥವ್ರು ಎಲ್ಲರೂ ದೇವರ ಹೆಸರು ಉತ್ತಮ. ಹಾಗೆ ಪ್ರಾಬ್ಲಮ್ ಬರೋದಿಲ್ಲ ಅಂದರೆ ಒಂದು ದೇವರ ಹೆಸರು ಮಾಡಿ ಇನ್ನೊಂದನ್ನು ಬೇರೆ ಮಾಡಿದ್ರೆ ಎಲ್ಲ ಕನ್ಫ್ಯೂಷನ್ ಆಗುತ್ತೆ. ಹಾಗೆ ಮಾಡಾಗಿಲ್ಲ, ಈ ಕ್ರಮದಲ್ಲಿ ಹೀಗೆ ಅರ್ಥ ಮಾಡು, ಆ ಕ್ರಮದಲ್ಲಿ ಹಾಗೆ ಅರ್ಥ ಮಾಡು. ಸರಿ, ಸಂಖ್ಯಾವಾಗಿ ಕೈ ಮಾಡ್ತೀರಿ ಅಂದರೆ ಅದು ಹಾಗೆ ನಾ ಸಂಖ್ಯೋಪ ಸಂಗ್ರಹ ಆಗತಿ ನಾನಾಭಾವ ಅತಿರೇಕಾಚಾವು. ಎಲ್ಲವೂ ಕೂಡ ಸಂಖ್ಯಾವಾಚಕ ಪದಗಳು ವಿಷ್ಣುವನ್ನೇ ಹೇಳ್ತಾ ಇದೆ. ಅಲ್ಲಿ ಬಂದಿರತಕ್ಕಂಥ ಪಂಚ ಜನರು ಯಾರು ಅಂದರೆ ಓ ಪ್ರಾಣಾದಯೋ ವಾಕ್ಯಶೇಷಾಹು ಐದು ಇಂದ್ರಿಯಗಳು ಅಥವಾ ಓಂ ಜ್ಯೋತಿಷ ವಿಕೇಶ ವಸತಿ ಅನ್ನೇ ಓಂ. ಇನ್ನೊಂದು ಕ್ರಮದಲ್ಲೂ ಕೂಡ ಕಾನ್ವಶಾಖೆಯ ಪ್ರಕಾರ ಬೇರೆ ಆಗುತ್ತೆ. ಓಂ ಕಾರಣತ್ವೇನಂದರೆ ಆಕಾಶ ಇದು ಯಥಾಯಪದಿಸೋಕ್ತೇನೆ. ಸರಿ, ಮುಖ್ಯ ಕಾರಣ ಬಂದರೆ ಇನ್ನೊಂದು ಅರ್ಥ ಮಾಡ್ಕೊಂಬಿಡೋಣ. ಅವಾಂತರ ಕಾರಣ ಬಂದಾಗ ಏನು ಮಾಡೋಣ? ಸೆಕೆಂಡರಿ ಕಾಲ್ ಬಂದಾಗ ಅಲ್ಲೂ ವಿಷ್ಣುವೇ ಅರ್ಥ ಮಾಡಿ. ಪ್ರಧಾನ ಕಾರಣ ಅವನೇನೆ, ಅವಾಂತರ ಕಾರಣ ಅವನೇನೆ. ಆದ್ದರಿಂದ ಏನು ಹೇಳ್ತೀನಿ? ಓಂ ಸಮಾಕರ್ಷ ಓಂ. ಎಲ್ಲ ಶಬ್ದಗಳು ವಿಷ್ಣುವಾಚಕವಾಗಿರುತ್ತೆ, ಲೋಕವ್ಯವಹಾರ ಹೇಗೆ ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ವಿಷ್ಣುವಾಚಕವಾದ ಪದಗಳನ್ನೇ ನಾವು ಯಾರು ಉಪಯೋಗಿಸ್ತೇವೆ, ಲೋಕದ ವ್ಯವಹಾರ ಉಪಯೋಗಿಸ್ತೇವೆ. ಆದ್ದರಿಂದ ದೋಷ ಇಲ್ಲ. ಓಂ ಜಗದ್ವಾಚಿತ್ವ ಬರೀ ಉಪಯೋಗಿಸ್ತೇವಲ್ಲ, ಪೂರಂತೈದು ಶಬ್ದಗಳಿವೆ, ದೇವರನ್ನು ಹೇಳುತ್ತೆ, ದೇವತೆಗಳನ್ನು ಹೇಳುತ್ತೆ, ವಸ್ತುಗಳನ್ನು ಹೇಳುತ್ತೆ. ಆದ್ದರಿಂದ ನಾವು ಕನ್ಸಿಸ್ಟೆಂಟಾಗಿ ಅರ್ಥ ತಗೊಂಡಾಗ ಎಲ್ಲವೂ ಸರಿ ಹೋಗುತ್ತೆ. ಓಂ ಜೀವ ಮುಖ್ಯ ಪ್ರಾಣದಿಂದ ಇತಿಕೆ ತದ್ವ್ಯಾಖ್ಯಾತ ಓಂ. ಇನ್ನು ಜೀವನಿಗೂ ಮುಖ್ಯ ಪ್ರಾಣನಿಗೂ ಅನ್ವಯಿಸ್ತಕ್ಕಂಥ ರಕ್ಷಣೆ ಇದೆಯಲ್ಲ ಅಂತ ಕೇಳಿದರೆ ಅದು ಸರಿನೇ. ಜೀವವಾಚಕವಾಗಿ ಆ ಹಂತದಲ್ಲಿ, ವಾಯುವಾಚಕವಾಗಿ ಈ ಹಂತದಲ್ಲಿ, ಉಪಾಸಾತ್ರೈತ್ಯ ಅಂತ ಹೇಳಿದ್ದೇವಲ್ಲ ಅದು ಅಪ್ಲೈ ಮಾಡ್ಕೊಬೇಕು. ಓ ಮನ್ಯಾತ್ಮಂತು ಜೈಮಿನಿ ಪ್ರಶ್ನೆ ವ್ಯಾಖ್ಯಾನಾಭ್ಯಾಮಿ ದೈವಮೇಗೆ ಓಂ. ಹಾಗೆ ಜೈಮಿನರು ಹೇಳ್ತಾರೆ, ವಿಷ್ಣುವಾಚಕವಾಗಿ ಎಲ್ಲ ಶಬ್ದಗಳು ಹೇಗಾಗುತ್ತೆ ಅಂದರೆ ವಿಷ್ಣು ನಮಗೆ ಒಲಿಬೇಕು, ವಿಷ್ಣು ಮೋಕ್ಷ ಕೊಡಬೇಕು, ಮೋಕ್ಷ ಕೊಡಬೇಕಂದ್ರೆ ಜ್ಞಾನ ಬರಬೇಕು, ಜ್ಞಾನ ಬರಬೇಕಂದ್ರೆ ಕರ್ಮಾಚರಣೆ ಮಾಡಬೇಕು. ಆದ್ದರಿಂದ ಕರ್ಮಗಳು ಸಮರದು ಎಂತೆಲ್ಲಾಗಬೇಕು? ವಿಷ್ಣುವಿನ ಮಹಿಮೆಯಲ್ಲಿ ಆಗಬೇಕು. ಆದ್ದರಿಂದ ಕರ್ಮವಾಚಕ ಶಬ್ದಗಳು ಕೂಡ ವಿಷ್ಣುವಾಚಕವೇ ಆಗಿವೆ. ಉದಾಹರಣೆಗೆ ಏನು ಮಾಡಿದ್ರೆ, ಈಗ ಅಡುಗೆ ಮಾಡಬೇಕಾಗಿದೆ ಏನು ಮಾಡಿ ಏನು ಅಕ್ಕಿ ಇಲ್ಲ ಬೇಳೆ ಇಲ್ಲ ಅಂದರೆ ತಂದುಕೊಡು. ಆಮೇಲೆ ಸೌದೆ ಇಲ್ಲ ಅಂದರೆ ಸೌದೆಯಲ್ಲಿ ಬೇಯಿಸ್ತೀರಾ ಅಂತ ಕೇಳ್ತಾರ? ಸೌದೆ ತಿನ್ನೋದಿಲ್ಲ ಅದು, ಬಟ್ ತಿನ್ನೋ ಪದಾರ್ಥಕ್ಕೆ ಬೇಯಿಸಬೇಕು. ಸೊ ಅದು ಕೂಡ ಯಾವುದಕ್ಕೆ ಉಪಯೋಗ ಆಗ್ತೀಗ? ಅಡುಗೆ ಉಪಯೋಗ ಆಗ್ತದೆ. ಅಕ್ಕಿ ಬೇಳೆಗಳು ತಿನ್ನೋ ಪದಾರ್ಥಗಳ ಉಪಯೋಗ ಆಗ್ತದೆ. ಸೌದೆಗಳು ಯಾವುದಕ್ಕೆ ಉಪಯೋಗ ಆಯಿತು? ಬೇಯಿಸಕ್ಕೆ ಉಪಯೋಗ, ಡೈರೆಕ್ಟ್ ತಿನ್ನೋದಿಲ್ಲ. ಅದೇ ರೀತಿಯಲ್ಲಿ ಕರ್ಮವಾಚಕ ಪದಗಳು ವಿಷ್ಣುವಿಗೆ ಯಾಕೆ ಅನ್ವಯವಾಗ್ತಾ ಇವೆ? ತ್ರೂ ಕರ್ಮ ನಾವು ಜ್ಞಾನ ಪಡಿತೇವೆ. ದೇರ್ಫೋರ್ ಎಲ್ಲ ಕಟ್ಟು ಯಾರು ಹೇಳಿದಾಗಾಯ್ತು? ವಿಷ್ಣುವನ್ನು ಹೇಳಿದಾಗಾಯ್ತು. ಪ್ರಯಾಣಕ್ಕೆ ಪತ್ತಷ್ಟೇ ಮುಖ್ಯ ಅಲ್ಲ, ಟಿಕೆಟ್ ಬೇಕು. ಟಿಕೆಟ್ ಕೊಡೋದು ತಲುಪಿಸ್ ಬೇರೆ ಬೇಕು, ಗೊತ್ತಾಯ್ತಾ? ಅದಕ್ಕೋಸ್ಕರವಾಗಿ ಬರೀ ವ್ಯವಸ್ಥೆಗಳು ಬೇಕು. ಒಂದ ಉದ್ದೇಶ ಏನೇನೆ? ಪ್ರಯಾಣಕ್ಕೋಸ್ಕರ. ಆದ್ದರಿಂದ ಎಲ್ಲ ಚರ್ಚೆಗಳು ಕೂಡ ವಿಷ್ಣುವನ್ನು ಯೋಗಿಗಳಿಗೆ ಡೈರೆಕ್ಟ್ ಆಗಿ ಹೇಳ್ತಾರೆ. ನಮಗೆಲ್ಲ ಈ ರೀತಿ ಭಗವಂತ ಇಲ್ಲ, ಓ ವಾಕ್ಯಾನ್ವಯ ಆಗ್ತದೆ. ಮತ್ತೆ ಬರೀ ವಾಕ್ಯ ಓದಿದರೆ ಶಾಸ್ತ್ರಾರ್ಥ ಗೊತ್ತಾಗೋದ್ರಿಂದ ವಾಕ್ಯವನ್ನು ಸರಿಯಾಗಿ ಅನ್ವಯ ಮಾಡ್ಕೋಬೇಕಾದ್ರೆ ಈ ರೀತಿ ಅರ್ಥವನ್ನು ಒಪ್ಪಿಕೊಂಡ್ರೆ ಮಾತ್ರ ಸಾಧ್ಯ. ಓ ಪ್ರತಿಜ್ಞಾ ಸಿದ್ಧೇ ಲಿಂಗಂ ಮಾತ್ರಸ್ಯಾವು. ವೇದಗಳು ಹೇಳಿದ್ರು ಬೇರೆ ದಾರಿ ಇಲ್ಲ ಮೋಕ್ಷಕ್ಕೆ, ಇವನ್ನೇ ತಿಳಿದು ಅಂತ ಹೇಳಿದ್ರು. ಅಂದಮೇಲೆ ಉಳಿದ ಏನು ಹೇಳಿದ್ರು ಕೂಡ ಯಾವುದು ಕೇಳಿದಾಗ ಲೆಕ್ಕ? ವಿಷ್ಣುವಸ್ತ್ರ ಹೇಳಿದಾಗ ಲೆಕ್ಕ. ಓ ಉಗ್ರವಿಷ್ಟತೆಯ ಓಂ ಭಾವಾದಿ ಚೌಡರೋಮಿ ನೀವು ಅಷ್ಟೇ ಇಲ್ಲ. ಪ್ರಾರಂಭ ಹೋಗ್ತಕ್ಕಂಥ ಜೀವನಿಗೆ ಈ ಸಾಧನವಾದದ್ದು ಯಾವಾಗ? ಕೆಲವು ವಿಷ್ಣುವಾಚಕವಾಗಿದ್ದಾಗ ಮಾತ್ರ. ಇದು ಸಾಧನೆ ಏನಾಗುತ್ತೆ? ಎಲ್ಲ ವೇಸ್ಟ್ ಆಗುತ್ತೆ. ಇವತ್ತು ಕ್ಲಾಸ್ಗಳಲ್ಲಿ ಈ ಫಿಸಿಕಲ್ ಎಜುಕೇಷನ್ ಒಂದು ಸಬ್ಜೆಕ್ಟ್ ಮಾಡ್ತಾರೆ, ಯಾಕೆ ಅಂದ್ರೆ ಫಿಸಿಕಲಿ ಸರಿಯಾಗಿದ್ದರೆ ಓದಕ್ಕೆ ಬರುತ್ತೆ ಅಂತ ಹೇಳಿ. ಹೌದಲ್ಲ, ವ್ಯಾಯಾಮ ಕೂಡ ಯಾಕೆ ಪಾಸ್ ಪಾಸಲ್ಲಿ ಯಾತಕ್ಕಾಯಿತು? ಹೆಲ್ತ್ ಸರಿಯಿಂದ ಬಂದರೆ ಅದು ಓದಕ್ಕೆ ಮಾಡಕ್ಕೆ ಬರೋದಿಲ್ಲ. ಅದನ್ನು ಎಜುಕೇಷನ್ ಅಂತ ಕರೆದು, ಫಿಸಿಕಲ್ ಎಜುಕೇಷನ್ ಅಂತ ಕರೆದು. ಆದ್ದರಿಂದ ಅದು ಎಜುಕೇಷನ್ ಯಾವಾಗಾಯಿತು? ಎದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಆ ದೃಷ್ಟಿಯಿಂದ ಕರ್ಮಗಳು ಕೂಡ ಆ ರೀತಿ ಆಗುತ್ತೆ. ತುಂಬ ಅವಶ್ಯತೆ ಐತಿ ಕಾಶಕೃಷ್ಣ ಹಾಲು ಎಲ್ಲ ಕರಗಳಿಟ್ಟು ಜ್ಞಾತಿ ಕೇಳುತ್ತೆ ಅಂದರೆ ಆಯಾ ವಸ್ತುಗಳು ಪರಮಾತ್ಮ ನೆನೆಸಿದ್ದಾನೆ. ಆದ್ದರಿಂದ ಓಂ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಭವ ಹಾಕು. ಮತ್ತೊಂದು ಪ್ರಶ್ನೆ ಬಂತು, ಪ್ರಕೃತಿ ಎಂಬ ಶ್ರೀಲಿಂಗದ ಪದ ಅದನ್ನೇ ಅಪ್ಲೈ ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ ಪರಮಾತ್ಮ ಶ್ರೀರೂಪನೇ ಇದೆ. ಆದ್ದರಿಂದ ಶ್ರೀಲಿಂಗ ಶಬ್ದಗಳು ದೇವರು ಹೇಳುತ್ತೆ. ಅಭಿಜ್ಯೋಪದಿ ಕಾಶ್ಯ ಈ ಪ್ರಕೃತಿ ಜನಪ್ರಕೃತಿಯೆಲ್ಲ ಇರ್ತದೆ ಯೋಚನೆ ಮಾಡಿದ್ರು ಹೇಳಿರೋದ್ರಿಂದ ಓಂ ಸಾಕ್ಷಾತ್ ಉಭಯಾನ್ಮಾನ ಓಂ ಅಷ್ಟೇ ಅಲ್ಲ ದೇವರಿಗೆ ಶ್ರೀರೂಪ ಇದೆ ಅಂತ ವೇದ ಡೈರೆಕ್ಟ್ ಆಗಿ ಹೇಳ್ತಾರೆ. ಗೆಸ್ವರ್ಕ್ ಅಲ್ಲ, ಡೈರೆಕ್ಟ್ ಆಗಿ ಹೇಳ್ತಾರೆ, ಸಾಕ್ಷಾತ್ ಹೇಳ್ತಾ ಇದೆ. ಓಂ ಆತ್ಮಕೃತೆಯ ಪರಿಣಾಮ ಓಂ ಅಷ್ಟೇ ಅಲ್ಲ, ಪರಮಾತ್ಮ ಏನ್ ಮಾಡಿದ್ದಾರೆ ಮುಂದೆ ಪ್ರಕೃತಿಯಂತೆ ತನ್ನ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಪರಮಾತ್ಮ ವಿಶಿಷ್ಟವಾದ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾನಾದ್ರಿಂದ ಪ್ರಕೃತಿಗಿಂತ ದೊಡ್ಡ ಪ್ರಕೃತಿ ಯಾರು? ವಿಷ್ಣುವೇ. ಪ್ರಕೃತಿಯನ್ನು ಕರವತೀತಿ ಪ್ರಕೃತಿಯಂತೆ ಯೋಗಾಚ್ಯ. ಓ ಯೋನಿ ಹೀಗೀಯತೆ ಓಂ ಅಲ್ಲ ಸ್ವಾಮಿ, ಯೋನಿಯನ್ನು ಸಂತನ ಅರ್ಥ ಮಾಡ್ತೀರಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಮಾಡ್ತೀವಿ. ಯೋನಿ ಸೇರಿಸಿದ ಅರ್ಥ ಏನು? ಇಮ್ಮಿಡಿಯೇಟಾಗಿ ಕೃಷಿ ಮಾಡು. ಪುರುಷ ಅಂದರೆ ಮೀಡಿಯೇಟರ್, ಸ್ತ್ರೀ ಅಂದರೆ ಡೈರೆಕ್ಟ್. ಪರಮಾತ್ಮ ಡೈರೆಕ್ಟಾಗೂ ಮಾಡ್ತಾ ಇಂಡೈರೆಕ್ಟಾಗೂ ಮಾಡ್ತಾ. ಬ್ರಹ್ಮದೇವನ ಹೇಗೆ ಗೊತ್ತಿದ್ದ ಪರಮಾತ್ಮ ಡೈರೆಕ್ಟಾಗಿ ಗೊತ್ತಿದ್ದ. ಅದಕ್ಕೆ ಭದ್ರ ಯೋನಿ ಅಂತ ಹೇಳ್ತಾ ಇದ್ದಾರೆ, ಭದ್ರ ಯೋನಿ. ಅದು ದೇಹ ಪರಮಾತ್ಮ ಯೋನಿ ಅಂತ ಕೊಡುತ್ತಾ ಇಲ್ವೋ? ಸರಿ ಹೋಗಿ ನೆಕ್ಸ್ಟಿದೆ ಆಗಿ ಮಾಡೋದಿಲ್ಲ. ನಾರಾಯಣ ನೆಕ್ಸ್ಟಿದೆ ಎಂದು ಸೃಷ್ಟಿ ಮಾಡಿಲ್ಲ. ದೇವರು ಬೇಕೇ ಬೇಕು, ನಾರಾಯಣ ಆಗಲ್ಲ, ನೆಕ್ಸ್ಟಿದೆ ಬಿಟ್ಟೇ ಸೃಷ್ಟಿ ಮಾಡಿಲ್ಲ. ದೇರ್ಪರ ಅಂತ ಯೋನಿ ಶಬ್ದ ವಾಚನ ಹೌದು, ಪ್ರಕೃತಿ ಶಬ್ದ ವಾಚನ ಹೌದು, ಕೃಷಿ ಶಬ್ದ ವಾಚನ ಹೌದು. ಸ್ವಾಮಿ ಎಲ್ಲ ಆಗುತ್ತಿಲ್ಲ ಅಂತ ಕೇಳಿದರೆ ಎಲ್ಲ ಆಯಿತು. ಗೀತೆಯ ಸರ್ವೇ ವ್ಯಾಖ್ಯಾನ ವ್ಯಾಖ್ಯಾನ ಇಷ್ಟು ಹೇಳಿದ ಮೇಲೆ ಎಲ್ಲವೂ ಕೂಡ ವ್ಯಾಖ್ಯಾನವಾದಂತೆ. ಹೇಳಿದ್ದು ಹೇಳ್ತಾ ಇರೋದು ಎಲ್ಲವೂ ಬಂದರು ಕೊಟ್ಟಿದ ಮೇಲೆ ದೇವರ ಹೆಸರನ್ನ ಆ ಶಬ್ದ ಈ ಶಬ್ದ ಹೇಳುತ್ತೆ ಅಲ್ಲ, ಎಲ್ಲ ಶಬ್ದಗಳು ಹೇಳುತ್ತೆ. ಬಸ್ಸಲ್ಲಿ ಕುತ್ಕೊಂಡ್ಬಿಡ್ತಾರೆ, ಮುಂದಕ್ಕೂ ಇದೆಲ್ಲಿಗೆ ಹೋಗುತ್ತೆ? ಬೆಂಗಳೂರಿಗಲ್ಲ, ಹಿಂದಿನ ಸೀಟು ಮುಂದಿನ ಸೀಟು ಅಂದರೆ ಎಲ್ಲ ಸೀಟು ಬೆಂಗಳೂರಿಗೆ ಹೋಗುತ್ತೆ. ಸೆಕೆಂಡ್ ರೋ ಥರ್ಡ್ ರೋ ಅಂತ ಕೇಳಿದ್ರೆ ಹೇಗೆ ಆಗುತ್ತೆ? ಬಸ್ಸಲ್ಲಿ ಎಲ್ಲ ಸೀಟ್ ಕೂಡ ಹೇಗೆ ಬೆಂಗಳೂರಿಗೆ ಹೋಗಬೇಕೋ ಬೆಂಗಳೂರು ಬಸ್ಸಲ್ಲಿ ಕೂತಾಗ. ಸೊ ಬೇರೆ ಎಲ್ಲ ಶಬ್ದಗಳು ಯಾರು ಹೇಳಬೇಕು? ದೇವ್ರಿಗೆ ಆಗುತ್ತೆ. ಅದು ಸಿಂಪ್ಲೆಸ್ಟ್ ಆಗಿ ನಾವು ಸರ್ವಶಬ್ದ ವಾಕ್ಯ ಕಟ್ಟಬಹುದು. ಅದೇ ಅನ್ಯ ಬಂದು ಜೈಮಿರಿ ಅಂದರೆ ಮೋಕ್ಷಕ್ಕೋಸ್ಕರ ಇವತ್ತು ಸಾಧನೆ ಮಾಡಿ ಅಂದ ಮೇಲೆ ಮೋಕ್ಷಕೊಂಡು ಇದ್ದು ಅಂದ ಮೇಲೆ ಎಲ್ಲ ಶಬ್ದ ಯಾರನ್ನು ಹೇಳಬೇಕು? ವಿಷ್ಣುವ ಹೇಳಬೇಕು. ಏನು ಯೋಚನೆ ಮಾಡೋ ಕಾರಣನೇ ಏ ಶೀರ ಸರ್ವೇ ವ್ಯಾಖ್ಯಾತ ವ್ಯಾಖ್ಯಾತ ಹಾವು. ಅಲ್ಲಿಗೆ ವ್ಯಾಖ್ಯಾತ ಶಬ್ದಕ್ಕೆ ಅವ್ಯಾಖ್ಯಾತ ಅಂತ ಒಂದು ಅರ್ಥ, ಅಧ್ಯಾಯ ಉಳಿತಕ್ಕೋಸ್ಕರ ರಿಪೀಟ್ ಮಾಡ್ತಾ ಇಲ್ಲ. ಮತ್ತು ದಾರ್ಢ್ಯ ಹೌದು ಹೌದು ಅಂತ ಕನ್ಫರ್ಮ್ ಮಾಡೋದಕ್ಕೋಸ್ಕರ ಬನ್ನಿ ಬನ್ನಿ ಅಂತ ಕರೆದ ಆಗ ಎಲ್ಲದಕ್ಕೆ ಬನ್ನಿ ಅಂತ ಅರ್ಥ ಗ್ಯಾರಂಟಿ ಬನ್ನಿ ನೀವು ಬನ್ನಿ ಅಂತ ಅರ್ಥ ಬರೆದು ನಡೆಯುತ್ತೆ. ಬನ್ನಿ ಬನ್ನಿ ಬೇರೆ ನೀವು ಬನ್ನಿ ಬರ್ತಾರೆ, ಬೇಕಾದರೆ ಬನ್ನಿ ಬರ್ತಾರೆ. ಬನ್ನಿ ಎಂಬುದಕ್ಕೆ ಅನೇಕ ಅರ್ಥ ಇದೆ. ಸೊ ಇಲ್ಲಿ ವ್ಯಾಖ್ಯಾತ ವ್ಯಾಖ್ಯಾತ ಅಂತ ಹೇಳಿದ್ರಿಂದ ಸರ್ವ ಶಬ್ದಗಳು ಕೂಡ ವಿಷ್ಣುವಿನಲ್ಲೇ ಸಮನೆ ಒಂದೇ ಒಂದಾಗಿದೆ ಅಂತ ಹೇಳಿ ತೀರ್ಮಾನ ಮಾಡಿ. ಇಷ್ಟು ಓದಿ ಸಾತು ಸಂಕಲ್ಪಗಳನ್ನೇ ಓದಿ ಶುರುವಾಗ್ತಾರೆ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾರ್ಥ ಕಾಲೇನ ಶಬ್ದಾರ್ಥ ಸಮನ್ವಯ ಅಂತ ಇಟ್ಕೊಂಡೇ ಪ್ರಾರಂಭ ಆಗುತ್ತೆ. ಆದ್ದರಿಂದ ಸರ್ವಶಬ್ದ ವಾಕ್ಯಾರ್ಥ ನಾವು ಅನುಷ್ಠಾನಕ್ಕೆ ತಂದುಕೊಂಡ್ರೆ ಒಳ್ಳೆ ಸಾಧನೆ ಮಾಡುತ್ತೆ. ಹರಿದಾಸ ಸಾಹಿತ್ಯ ದೇವರು ಹೇಳುತ್ತಾ ಇದ್ದೋ ಹೇಳಬೇಕಾದ್ರೆ ಶಬ್ದಗಳಾದರೂ ಅರ್ಥ ಆಯಿತು. ಯಾವುದೇ ಪದ ಯಾವುದೇ ಸರಿ ಎಲ್ಲೇ ತಗೊಂಡ್ರು ಕೂಡ ಅದು ಮೂಲತಃ ದೇವರು ಹೇಳುತ್ತೆ. ಮತ್ತು ಹಾಗಿದ್ದರೆ ನಾವು ಕೆಟ್ಟ ಕೆಟ್ಟ ಮಾತ್ರ ಓದ್ಬೋದು ಅಂತ ಕೇಳಿದರೆ ನೀವು ಶಕ್ತಿ ಅರ್ಧ ಮಾಡಿಕೊಂಡು ಶಕ್ತಿ ಇದ್ದರೆ ಏನು ಬೇಕಾದ್ರೆ ಓದಬೇಕು. ಅನ್ನೋ ಶಕ್ತಿ ಇರಬೇಕು ನಿಮ್ಗೆ ಅಷ್ಟೇ. ಈಗ ಶಕ್ತಿ ಅಂತ ಹೋದ್ರೆ ಕ್ಲಿಯರ್ ಆಗಿರೋದು ಎಲ್ಲ ಒಳ್ಳೆ ಅರ್ಥ ಆಯ್ತಾ. ಈಗ ಇವತ್ತು ಒಳ್ಳೆ ಆರೋಗ್ಯವಂತ ಹುಡುಗಿ ಹಣ್ಣನ್ನು ತೊಗೊಂಡು ತಿಂತಾನೆ, ಹುಡುಗ ಜ್ಯೂಸ್ ಕುಡಿತಾನೆ, ಅವನ ಯೋಗ್ಯ ಆಗ್ತೇವೆ ಅಂತ ಬೇರೆ. ಇದು ಬ್ರಹ್ಮ ಸಮನ್ವಯ ಕಾರಣ. ಈ ಸಮನ್ವಯ ಮಾಡಿದ್ರೆ ಏನು ಅನುಕೂಲ ಆಯ್ತು ಅಂತ ಕೇಳಿದ್ರೆ, ಎಲ್ಲ ಶಬ್ದಗಳು ದೇವರನ್ನೇ ಹೇಳಲ್ಪಟ್ಟ ಮೇಲೆ, ಎಲ್ಲ ಶಬ್ದಗಳು ದೇವರನ್ನ ಹೇಳಲ್ಪಟ್ಟ ಮೇಲೆ ಒಂದೊಂದು ಶಬ್ದಕ್ಕೊಂದು ಗುಣ ಇರೋದ್ರಿಂದ ಪರಮಾತ್ಮನಿಗೆ ಅನಂತ ಶಬ್ದ ಹೇಳೋದ್ರಿಂದ ಎಷ್ಟು ಗುಣ ಹೆಚ್ಚು ಆಯ್ತಾಗ ಅನಂತ ಗುಣ ಅಂತ. ಅನಂತ ಪಾಲಿಕೆಯಲ್ಲಿ ಇರ್ತಕ್ಕಂಥ ಉಪಯೋಗಿಯಿಂದ ನಾರಾಯಣ. ಈಗ ದೇವರ ಗುಣಗಳನ್ನು ಚಿಂತನೆ ಮಾಡಿದಾಗ ಭಕ್ತಿ ಜಾಸ್ತಿ ಆಗಿರಲ್ಲ. ಮಹಾತ್ಯ ಜ್ಞಾನ ಪೂರ್ವಸ್ತು ಸದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಭಕ್ತಿ ದಚಾರ ಅಂತ ಜ್ಞಾನ ವೃತ್ತಿ ಉದ್ಯೋಗ ಆಗೋದ್ರಿಂದ ಬಹಳ ದೊಡ್ಡ ಕೆಲಸ ಇದೆ. ಯಾರೋ ಒಬ್ಬರು ಕೂತಿದ್ರು ನೋಡೋಕೆ ಬಹಳ ಅಟ್ರಾಕ್ಟಿವ್ ಕಂಡ್ರು, ಹತ್ರ ಕುತ್ಕೊಂಡು ಮಾತಾಡ್ತಾರೆ. ಆಮೇಲೆ ಗೊತ್ತಾಯಿತು ಡಾಕ್ಟರ್ ಅಂತ ಗೊತ್ತಾಯ್ತು. ಮತ್ತೆ ಪೇಷಂಟ್ ಖುಷಿಯಾಗಿರುತ್ತೆ ಹಬ್ಬ ಅಂತ ಹೇಳಿ. ಆದರೆ ಅವ್ನು ಇಂಜಿನಿಯರಿಗೂ ಬರುತ್ತೆ ಅಂತ ಹೇಳಿ ಬಹಳ ಆಶ್ಚರ್ಯ ಆಗಿದೆ. ಅವನು ಹೀಗೆ ಕುಟ್ಟು ಬಯ ಕಾಲ ಅಂತ ಹೇಳಿ ಇನ್ನೂ ಆನಂದ ಆಗಿದೆ. ದೇವರನ್ನು ಕಂಡವರಿಗೆ ಅಂತ ಹೇಳಿ ಊರಲ್ಲಿ ಒಂದೊಂದು ಕೇಳಿದಾಗ ಕೂಡ ಉತ್ತರ ಜಾಸ್ತಿ ಆಗಿದೆ. ದೇವರ ಒಂದೊಂದು ಗುಣ ಕೇಳ್ತ ವಿಶ್ವಂ ಮೆಟ್ಟು ವಶತ್ಕಾರ ಕೇಳ್ತಾ ಕೇಳ್ತಾ ಇದಾಗಿಬಿಟ್ಟಾಗ ಪೂರ್ತಿ ಬರ್ತೀವಿ. ಅದು ಚಿಂತನೆ ಮಾಡೋದಕ್ಕೋಸ್ಕರ ಎಲ್ಲ ಶಬ್ದಗಳು ಸ್ವರಾಸ್ತಾನ ಹೇಳುತ್ತಾ ಎಂಬುದನ್ನು ತಿಳ್ಕೊಂಡ್ಬಿಡುತ್ತೆ. ಏನು ಪ್ರಶ್ನೆ ಕೇಳಿದರೆ ಧನ್ಯ ಎಲ್ಲ ಶಬ್ದ ಅಂತ ಹೇಳಿದಾಗ ಈ ಆಚಾರ ಕೋಟ್ ಮಾಡಿ ಸರ್ವೇ ಘೋಷ ಅಂತ. ಘೋಷ ಅಂದ್ರೇನು? ಧನ್ಯಾರ್ಥಕ. ಇಷ್ಟು ಹೇಳಿಬಿಟ್ಟು ಐತರೇಯದಲ್ಲಿ ಅದನ್ನು ಚಿಂತನೆ ಕಂಡ ಐತರೇಯ ಉಪನಿಷತ್ತು ಋಗ್ಭಾಷ್ಯ ಮತ್ತು ಕರ್ಮ ನಿರ್ಣಯ. ಕರ್ಮ ನಿರ್ಣಯದಲ್ಲಿ ಆಚಾರ ಹೇಳ್ತಾರೆ ಈ ಹಂದಿ ರಚ್ಚು ಕೊಟ್ಟೋದು ಸಮುದ್ರದ ಘೋಷ ಗೊತ್ತಾಯ್ತಾ. ಪ್ರತಿಯೊಂದು ಪ್ರಾಣಿಗಳ ಧ್ವನಿ ವಸ್ತುಗಳ ಧ್ವನಿ ಆ ಚಿಟಿಕೆ ಹಾಕಿದ್ರೆ ಬರೋ ಧ್ವನಿ ಎಲ್ಲ ಯಾರನ್ನು ಹೇಳುತ್ತೆ? ಪರಮಾತ್ಮನ ಹೇಳುತ್ತೆ. ಈಗ ಅದು ಕೂಡ ಸಮನ್ವಯ ಅಧ್ಯಾಯ. ಇಡೀ ಸರ್ವಗುಣವೇ ಸಮನ್ವಯ ಅಧ್ಯಾಯ. ಪೂರ್ತಿ ತಗೊಂಡ್ಬಿಟ್ರೆ ಸಮನ್ವಯ ಅಧ್ಯಾಯ ಅವಿರೋಧ ಎಲ್ಲ ಆಯಿತು. ಅಲ್ಲಿಗೆ ಆ ಭಾಗವನ್ನು ಆಗೊಂದು ಪ್ರಶ್ನೆ ತಿರುವಾಗಿ ಸಮನ್ವಯ ಮಾಡಿಬಿಟ್ಟೆ. ಈಗ ಸ್ವಾಮಿ ಸಮನ್ವಯ ಕ್ರಿಯೆಗಳು ಅಬ್ಜೆಕ್ಷನ್ ಇದೆ ಅಂತ ಅಬ್ಜೆಕ್ಷನ್ ಇದೆ. ಈಗ ಶುರು ಮಾಡಿ ಕೋರ್ಟ್ ಕಚೇರಿ ಎವ್ರಿ ಟೈಮ್ ನಾವು ಪ್ರತಿವಾದಿಗಳು ತನ್ನ ಆಸೆ ಕೇಳ್ತಾರೆ. ಏನು ಅಬ್ಜೆಕ್ಷನ್ ಇದೆ ಅಂತ ಕೇಳಿದರೆ ಶುರು ಮಾಡ್ತಾನೆ. ಮತ್ತೆ ಸ್ವಲ್ಪ ಸ್ಟಾರ್ಟ್ ಮಾಡಿ ಓಂ ಕೃತ್ಯರವಕಾಶ ದೋಷ ಪ್ರಸಂಗ ಇದೆ ನಾ ಅನ್ಯಸ್ಕೃತ್ಯನವಕಾಶ ದೋಷ ಪ್ರಸಂಗ ಓಕ್ತೇ ಅರ್ಥೇ ವಿರೋಧಂ ದರ್ಶಯತಿ ಅನೇನ ಅಧ್ಯಾಯೇನ. ಇಡೀ ಅಧ್ಯಾಯದಿಂದ ಚಿಂತೆ ಹೇಳಿದಂಥ ವಿಷಯಗಳಿಗೆ ಯಾವ ವಿರೋಧವೂ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವಿರೋಧಾಧ್ಯಾಯ ಅಂತ, ವಿರೋಧಾಭಾವ ಸಾಧನ ಅಧ್ಯಾಯ ಅಂತ. ವಿರೋಧವನ್ನು ಇಲ್ಲ ಅಂತ ಹೇಳಿದ್ರು ಅಧ್ಯಾಯ. ಪ್ರಥಮ ಪಾದೆ ಯುಕ್ತಿ ವಿರೋಧ. ಯುಕ್ತಿ ವಿರೋಧ ಅನ್ನೋದು ನಾಲ್ಕು ವಿಧ. ಯುಕ್ತಿ ವಿರೋಧ, ಸಮಯ ವಿರೋಧ, ಪರಸ್ಪರ ಶ್ರುತಿ ವಿರೋಧ, ನ್ಯಾಯೋಪೇತ ಶ್ರುತಿ ವಿರೋಧ ಅಂತ ನಾಲ್ಕು ಭಾಗ. ಮಧ್ಯದಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂದರೆ ಯುಕ್ತಿ ವಿರೋಧವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ನೀವು ಹೇಳಿದ್ದೀರಿ, ಇದಕ್ಕೆ ಕೆಲವು ಯುಕ್ತಿಗಳು ವಿರೋಧವಾಗಿವೆ ಅಂತ ಹೇಳ್ತಾರೆ. ಮೊದಲನೇ ಯುಕ್ತಿ ಏನು ಅಂದರೆ ಓಂ ಕೃತ್ಯವಕಾಶ ದೋಷ ಪ್ರಸಂಗ ನಾ ಅನ್ಯಸ್ಕೃತ್ಯವಕಾಶ ದೋಷ ಪ್ರಸಂಗ. ಎಲ್ಲರಿಗೆ ಮಾಡಿರೋದೇನೀಗ ವೇದ ಹೇಳ್ಕೊಂಡು ಅರ್ಥ ಮಾಡಿದ್ದು, ವೇದವಾಕ್ಯ ಹೇಳ್ಕೊಂಡು ಅದೆಲ್ಲ ಮಾಡ್ತಾ ಬಂದಿದ್ದು. ನಿಮಗೆ ಗೊತ್ತಿರಬೇಕಲ್ಲ ಪಾಶುಪತಾದಿ ಸ್ಥಿತಿಗಳು ಎಷ್ಟಿವೆ ಗೊತ್ತಾ? ಆ ಸ್ಥಿತಿಗಳಲ್ಲಿ ಏನೇನೋ ಹೇಳ್ತಾರೆ ಗೊತ್ತೇ, ಬಿಟ್ಟು ವಿಚಾರ ಬರೋದೇ ಇಲ್ಲ ಅದರೊಳಗೆ. ಆ ಸ್ಥಿತಿಗಳು ವಿರೋಧ ಬಂತಲ್ಲ ನಿಮಗೆ, ನಮ್ಮವ್ರು ಕೇಳ್ತಾರಲ್ಲ ಭದ್ರಾಚಾರ್ಯ ಹೇಳ್ತಾರೆ ಅಂತ ಹೇಳ್ತೀರಿ. ಈಗ ಬಾಬಾ ವಿರೋಧ ಬರೋದಿಲ್ಲ ಅಂತ ಕೇಳಿದ್ರೆ ಏನು ಮಾಡೋದು ಅದಕ್ಕೆ? ಹೌದಲ್ಲ, ನಮ್ಮವರೇ ಕೇಳೋ ಪ್ರಶ್ನೆಗಳು ಬಂದ ಕೂಡ ನಮ್ಮ ಮಕ್ಕಳೇ ಕೇಳ್ತಾರೆ ವಿರೋಧ. ಇಷ್ಟೆಲ್ಲ ಭದ್ರಾಚಾರ್ಯ ಹೇಳ್ತಾರೆ ಅಂತ ಹೇಳ್ತೀರಲ್ಲ, ಮತ್ತು ಅವರೇ ಅಭಿಪ್ರಾಯ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಇದೆ. ಅದು ಅಂಥ ಒಟ್ಟಿಗೆ ಏನು ಉತ್ತರ ಕೊಡ್ಬೇಕಂತ ಆಚಾರ ತೋರಿಸ್ಕೊಡ್ತಾರೆ. ವೇದವ್ಯಾಸ ಬರ್ಕೊಡ್ತಾರೆ. ಅದು ಗೊತ್ತಿಲ್ಲ ಆದರೆ ನಾವೇನು ಮಾಡ್ತೇವೆ, ನಮಗೆ ಅವ್ರ ಭಾವ ಹೇಳ್ತೇವೆ. ನಾವು ಮಾಧುರ ಆದ್ರದಿಂದ ಭಾಳ ಮಾಡೋಣ, ಅವ್ರ ಆದ್ರೆ ನಾವು ಭಾಳ ಮಾಡೋಣ. ಮಾಧುರಿಗೊಂದು ಶಾಸ್ತ್ರ, ಮಾಧುರಿಗೊಂದು ಆಕಾಶ, ಬೇರೆಯವ್ರಿಗೊಂದು ಆಕಾಶ ಅಂತಿಲ್ಲ. ಎಲ್ಲರಿಗೂ ಒಂದೇ ಆಕಾಶನೇ ಇರೋದು, ಅದು ಎಲ್ಲರಿಗೂ ಒಂದೇ ಶಾಸ್ತ್ರ. ಆದ್ದರಿಂದ ಅದಕ್ಕೆ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಹೋಗ್ಬಾರ್ದು. ಭಾಳ ಪೂರ ಉತ್ತರ ಕೊಡ್ತಾರೆ. ವೃತ್ತಿ ಅನವಕಾಶ ದೋಷ ಪ್ರಸಂಗ. ಇಷ್ಟೆಲ್ಲ ವಾದ ಮಾಡಿದಾಗ ಪಾಶುಪತಾದಿ ಸ್ಮೃತಿಗಳಿಗೆ ಅದಕ್ಕೊಂದು ಸ್ಕೋಪೇ ಇಲ್ಲ ಅಂತ ಆಯ್ತಲ್ಲ ಅಂತ ಕೇಳಿದರೆ ಹೌದು. ಆ ಪ್ರಶ್ನೆ ನೀವು ಮಾಡಿ ನಾವೊಂದು ಪ್ರಶ್ನೆ ಕೇಳ್ತೇವ, ಇದು ಚೇನ್ನ ಅನ್ಯಸ್ಮೃತಿ ಅನವಕಾಶ ದೋಷ ಪ್ರಸಂಗ. ಪಾಶುಪತ ಸ್ಮೃತಿ ವಿರುದ್ಧ ಅಂತಲೇ ಹೇಳೋದಾದರೆ ವೈಷ್ಣವ ಸ್ಮೃತಿಗೆ ಅದು ವಿರುದ್ಧವಾಗುತ್ತಾನೆ ಯಾಕೆ ಉತ್ತರ ಕೊಡೋ ಅಂತ ಹೇಳ್ತಾರೆ. ವೈಷ್ಣವ ಸ್ಮೃತಿಗೆ ಅದು ವಿರುದ್ಧವಾಗುತ್ತಲ್ಲ ಅರ್ಥ ಹೀಗೆ, ಮಧ್ವಾಚಾರ್ಯ ಇಷ್ಟೆಲ್ಲ ಹೇಳಿದ್ದಾರೆ ಅಂತ ಹೇಳ್ತೀರಿ, ಇದು ಸೇವೆಯಲ್ಲಿ ವಿರುದ್ಧವಾಗುತ್ತಲ್ಲ ಅಂತ ಕೇಳಿದೆ. ಏನು ಹೇಳಬೇಕು ಅವಾಗ? ಸರಿ, ಸೇವೆಯ ಯೋಚನೆ ಮಾಡಿ. ಸೇವೆಯ ಹೇಳಿದ್ದಾರೆ ಅಂತ ಕೇಳ್ತೀಯಲ್ಲ, ಮಧ್ವಾಚಾರ್ಯ ವಿರುದ್ಧ ಆಗೋದಿಲ್ಲ ಅಂತ ಯಾಕೆ ಕೇಳೋದಿಲ್ಲ ನೀನು? ಅರ್ಥ ಆಯ್ತಾ? ಕ್ವಶನ್ ಸೇಫ್ ಆಗ್ಬೋದು. ಕ್ವಶನ್ ಹ್ಯಾಕ್ ಚೇಂಜ್ ಮಾಡಬೇಕು ಅಂದ್ರೆ ಪಾಶುಪದಾದಿ ಸ್ಥಿತಿಗಳಿಗೆ ಮಧ್ವಾಚಾರ ಸಿದ್ಧಾಂತ ವಿರುದ್ಧವಾಗುತ್ತೆ ಅಂತ ಕೇಳೋದು ಬದಲು ಮಧ್ವಾಚಾರ ಸಿದ್ಧಾಂತ ಅವಿರುದ್ಧವಾಗುತ್ತಲ್ಲ ಅಂತ ಕೇಳೋದಿಲ್ಲ ನೀನು. ಒಬ್ರು ಯಾರೋ ಹೋದಾಗ ಒಬ್ಬ ಬೇಕಾಗ್ತದೆ ಯಾರೋ ಬಂದು ಕಾಂಗ್ರೆಸ್ ಹೊಡಿಸಬಹುದು ಇಲ್ಲ ಏಕಾಕ್ಷಿ ಕುಡಿಯೋದಿಲ್ಲ ಅಂತ ಹೇಳಿದ ತಕ್ಷಣ ನೋಡಿ ಹಾಗನ್ಬೇಡಿ ಸ್ವಲ್ಪ ಕಂಪ್ನಿ ಕೊಡಿ ನಮಗೋಸ್ಕರ ಏಕಾಕ್ಷಿ ಕುಡಿಯುತ್ತೇನೆ ಕಂಪ್ನಿ ಕೊಡಿ ಕಂಪ್ನಿ ಕೊಡಿ ನೋಪ್ರೆ ಕೊಡಬೇಕಲ್ಲ ಕಂಪ್ನಿ ಕೊಡಿ ಅಂತ ಯಾರು ಅವ್ರನ್ನ ಕೊಡಬೇಕ ತಕ್ಷಣ ಅದಕ್ಕೆ ಅಲ್ಲ ಹೀಗೆ ಕೇಳಬಾರ್ದು ಅಂತ ಏಕಾಕ್ಷಿ ಉಪವಾಸ ನಾನು ಕಾಫಿ ಕುಡಿತೀನಿ ಕಂಪ್ನಿ ಕೊಡಿ ಅಂತ ಕೇಳ್ತೀಯಲ್ಲ ನಾನು ಆಗ ಉಪವಾಸ ಮಾಡ್ತೀನಿ ಕಂಪ್ನಿ ಕೊಡೋದು ಕೇಳಬೇಕಲ್ಲ ಅವರು ಕಾಫಿ ಕೊಡೋದು ಕೊಡೋದು ಅರ್ಥ ಇದು ಇಲ್ಲಿ ಇಷ್ಟ ಬಂದಿರೋದು ಅರ್ಥ ಆಯ್ತಾ ಪಾಶುಪದಾದ ಸ್ಥಿತಿಗಳಿಗೆ ವಿರೋಧ ಬರುತ್ತೆ ಅಂತ ಕೇಳ್ತೀಯಲ್ಲ ವೈಶ್ವಸ್ತಿ ವಿರೋಧ ಬರುತ್ತೆ ಟ್ಯಾಂಕ್ ಬೈಟ್ರಿ ಮಾಡೋದಿಲ್ಲ ನೀನೀಗ ಅರ್ಥ ಆಯ್ತಾ ವಿರೋಧ ಬಂದರುಗಳನ್ನ ಏನು ಮಾಡೋದು ತಗೊಂಡು ವಿರೋಧ ಬರಲಿ ಅಂತ ಬಿಟ್ಕೊಂಡ್ ಮುಂದೆ ಹೋಗ್ತಾ ಇದು ಲಿಂಕ್ ಇದೆ ಒಂದು ಪ್ರತಿ ಸ್ತೋತ್ರಕ್ಕೆ ಏನಿರುತ್ತೆ ಕಂಟಿನ್ಯೂಸ್ ಲಿಂಕ್ ತರ ಆಗೋದು ಯಾವಾಗ ಒಂದು ಚೂರು ಗ್ಯಾಪ್ ಇದ್ರೆ ತರ ಆಗೋದು ಓಪನ್ ಆಗಿ ಕಂಟಿನ್ಯೂಸ್ ಲಿಂಕ್ ಇದ್ರೆ ಮಾತ್ರ ಒಂದು ಹರ ಆಗಿದೆ ಮತ್ತೆ ಗಾರ್ಲೆಂಡ್ ಆಗಬೇಕಾದ್ರೆ ಲಿಂಕ್ ಇರ್ತಕ್ಕಲ್ಲ ಸೂತ್ರಗಳು ಅಂದ್ರೇನು ಎಲ್ಲ ಪ್ರಮೇಯಗಳ ಗಾರ್ಲೆಂಡ್ ಅದು ಒಂದು ಚೂರು ಕೂಡ ಲಿಂಕ್ ತಪ್ಪದು ಅದರ ವಿಷಯ ಅಲ್ಲಿಗಿರಲಿ ಊಟ ಆದ ತಕ್ಷಣ ಕಂಟಿನ್ಯೂ ಎಷ್ಟು ಗಂಟೆ ಮೂರು ಗಂಟೆ ಮೂರು ಗಂಟೆಯಿಂದ ಮುಂದೆ ಇದು ಸುಲಭ ಆಗುತ್ತೆ ಅಂತ ಇದು ಸುಲಭ ಆಗಿದೆ ಎರಡನೇ ಅಧ್ಯಾಯ ಕಷ್ಟ ಆಗೋದಿಲ್ಲ ಅಚ್ಚ ಲಿಂಕ್ ಮಾತ್ರ ಬರೀಬಾರ್ದು ಅಲ್ಲೇ ಅದೇ